ಬ್ರಹ್ಮನಿಂದ ಹಿಡಿದು ಇರುವೆಯವರೆಗೆ ಜೀವಾತ್ಮವು ತನ್ನ ಆಗಿನ ದೇಹಕ್ಕನುಗುಣವಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ತೋರುತ್ತದೆ. ದೇವತೆಗಳು ಸಹ ಮನುಷ್ಯರ ದೇಹಗಳಲ್ಲಾಗಲಿ, ಕೆಳವರ್ಗದ ಪ್ರಾಣಿಗಳ ದೇಹಗಳಲ್ಲಾಗಲಿ ಇರುವ ಆತ್ಮಗಳ ವರ್ಗದಲ್ಲಿಯೇ ಇದ್ದಾರೆ. ಆದುದರಿಂದ ಜಾಣರು ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವುದಿಲ್ಲ. ಏಕೆಂದರೆ ದೇವತೆಗಳು ಬದ್ಧ ದೇಹಗಳಲ್ಲಿರುವ ಕೃಷ್ಣನ ತೀರಾ ಅತಿ ಸಣ್ಣ ಪ್ರತಿನಿಧಿಗಳು. ಜೀವಾತ್ಮವು ತನ್ನ ದೇಹದ ಆಕಾರ ಮತ್ತು ರಚನೆಗೆ ಅನುಗುಣವಾಗಿ ಮಾತ್ರ ತನ್ನ ಬಲವನ್ನು ಶಕ್ತಿಗಳನ್ನು ತೋರಿಸಬಲ್ಲದು. ಆದರೆ ದೇವೋತ್ತಮ ಪರಮ ಪುರುಷನು ಯಾವುದೇ ಆಕಾರ ಮತ್ತು ರೂಪದಲ್ಲಿ ಯಾವ ವ್ಯತ್ಯಾಸವೂ ಆಗದೆ ತನ್ನ ಸಂಪೂರ್ಣ ಶಕ್ತಿಯನ್ನು ತೋರಿಸಬಲ್ಲ. ದೇವರು ಮತ್ತು ಜೀವಾತ್ಮ ಒಂದೇ ಎನ್ನುವ ಮಾಯಾವಾದಿ ತತ್ವಜ್ಞಾನಿಗಳ ವಾದವನ್ನು ಒಪ್ಪಲು ಸಾಧ್ಯವಿಲ್ಲ. ಏಕೆಂದರೆ ಜೀವಾತ್ಮವು ಬೇರೆ ಬೇರೆ ಬಗೆಯ ದೇಹಗಳ ಬೆಳವಣಿಗೆಗೆ ಅನುಗುಣವಾಗಿ ತನ್ನ ಬಲ ಮತ್ತು ಶಕ್ತಿಗಳನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಒಂದು ಶಿಶುವಿನ ದೇಹದಲ್ಲಿರುವ ಜೀವಾತ್ಮವು ವಯಸ್ಕನ ಪೂರ್ಣ ಬಲವನ್ನೂ ಶಕ್ತಿಯನ್ನೂ ತೋರಿಸಲಾರದು. ಆದರೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ತನ್ನ ತಾಯಿಯ ತೊಡೆಯಲ್ಲಿ ಮಗುವಾಗಿ ಮಲಗಿದ್ದಾಗಲೇ ತನ್ನನ್ನು ಕೊಲ್ಲಲು ಬಂದ ಪೂತನಿಯನ್ನೂ ಇತರ ರಾಕ್ಷಸರನ್ನೂ ಕೊಂದು ತನ್ನ ಪೂರ್ಣ ಸಾಮರ್ಥ್ಯವನ್ನು ಮತ್ತು ಬಲವನ್ನು ತೋರಿಸಲು ಸಮರ್ಥನಾದ. ಆದುದರಿಂದ ದೇವೋತ್ತಮ ಪರಮಪುರುಷನ ಆಧ್ಯಾತ್ಮಿಕ ಶಕ್ತಿಯು ಏಕರಸ ಅಥವಾ ಬದಲಾವಣೆಯಿಲ್ಲದ್ದು ಎಂದು ಹೇಳುತ್ತಾರೆ. ಆದುದರಿಂದ ದೇವೋತ್ತಮ ಪರಮಪುರುಷನೊಬ್ಬನೇ ಪೂಜಾರ್ಹನಾದವನು. ಭೌತಿಕ ಪ್ರಕೃತಿಯ ಬಲದ ಸೋಂಕಿಲ್ಲದವರಿಗೆ ಇದು ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಎಂದರೆ ಮುಕ್ತಾತ್ಮಗಳು ಮಾತ್ರ ದೇವೋತ್ತಮ ಪರಮಪುರುಷನನ್ನು ಪೂಜಿಸಬಲ್ಲವು. ಅಷ್ಟು ಬುದ್ಧಿಯಿಲ್ಲದ ಮಾಯಾವಾದಿಗಳು ದೇವತೆಗಳೂ ದೇವೋತ್ತಮ ಪರಮಪುರುಷನೂ ಒಂದೇ ಎತ್ತರದವರೆಂದು ಭಾವಿಸಿ ದೇವತೆಗಳನ್ನು ಪೂಜಿಸುತ್ತಾರೆ. ವೇದಗಳ ಸಾಕಾರ ರೂಪಗಳು ತಮ್ಮ ಪ್ರಣಾಮವನ್ನು ಮುಂದುವರಿಸಿದವು. ಅವು ಪ್ರಿಯ ಪ್ರಭುವೇ, ಮತ್ತೆ ಮತ್ತೆ ಹುಟ್ಟಿ ಅನಂತರ ಬುದ್ಧಿವಂತರಾದವರು ಸಂಪೂರ್ಣ ಜ್ಞಾನದಿಂದ ನಿನ್ನ ಚರಣ ಕಮಲಗಳನ್ನು ಪೂಜಿಸುತ್ತಾರೆ ಎಂದು ಹೇಳಿದವು. ಇದು ಭಗವದ್ಗೀತೆಯಲ್ಲಿಯೂ ದೃಢಪಟ್ಟಿದೆ. ಮತ್ತೆ ಮತ್ತೆ ಜನ್ಮ ತಾಳಿದ ನಂತರ ಮಹಾ ಆತ್ಮವು ವಾಸುದೇವನು ಕೃಷ್ಣನು ಎಲ್ಲ ಕಾರಣಗಳ ಕಾರಣನು ಎಂದು ತಿಳಿದುಕೊಂಡು ಪ್ರಭುವಿಗೆ ಶರಣಾಗುತ್ತದೆ. ವೇದಗಳು ತಮ್ಮ ಪ್ರಾರ್ಥನೆಯನ್ನು ಮುಂದುವರಿಸಿದವು. ಆಗಲೇ ವಿವರಿಸಿದಂತೆ ನಮ್ಮ ಮನಸ್ಸು, ಬುದ್ಧಿಶಕ್ತಿ ಮತ್ತು ಇಂದ್ರಿಯಗಳನ್ನು ನಮಗೆ ದೇವರು ಕೊಟ್ಟಿರುವುದರಿಂದ ಈ ಸಾಧನೆಗಳನ್ನು ಶುದ್ಧಿಗೊಳಿಸಿದ ನಂತರ ಅವೆಲ್ಲವನ್ನೂ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿಸುವುದನ್ನು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಜೀವನು ಬೇರೆ ಬೇರೆ ಜೀವವರ್ಗಗಳಲ್ಲಿ ಬಂಧನಕ್ಕೆ ಸಿಕ್ಕಿಕೊಳ್ಳುವುದಕ್ಕೆ ಅವನು ತನ್ನ ಮನಸ್ಸು, ಬುದ್ಧಿಶಕ್ತಿ ಮತ್ತು ಇಂದ್ರಿಯಗಳನ್ನು ತಪ್ಪು ರೀತಿಯಲ್ಲಿ ಬಳಸುವುದೇ ಕಾರಣ. ಜೀವಿಯ ಕರ್ಮಗಳ ಫಲವಾಗಿ ಅವನಿಗೆ ಬೇರೆ ಬೇರೆ ಬಗೆಯ ದೇಹಗಳನ್ನು ನೀಡಲಾಗುತ್ತದೆ. ಜೀವಿಯ ಬಯಕೆಗೆ ಅನುಗುಣವಾಗಿ ಭೌತಿಕ ಪ್ರಕೃತಿಯು ಅವುಗಳನ್ನು ಸೃಷ್ಟಿಸುತ್ತದೆ. ಜೀವನು ಒಂದು ನಿರ್ದಿಷ್ಟ ಬಗೆಯ ದೇಹವನ್ನು ಬಯಸುವುದರಿಂದ ಮತ್ತು ಅವನು ಅದಕ್ಕೆ ಅರ್ಹನಾಗಿರುವುದರಿಂದ ಪರಮಪ್ರಭುವಿನ ಅಪ್ಪಣೆಯಂತೆ ಭೌತಿಕ ಪ್ರಕೃತಿಯು ಅವನಿಗೆ ಅದನ್ನು ನೀಡುತ್ತದೆ. ಮೇಲಿನ ಶಕ್ತಿಯೊಂದರ ನಿಯಂತ್ರಣದಿಂದ ಜೀವನು ಒಂದು ವಿಶಿಷ್ಟ ಬಗೆಯ ದೇಹವನ್ನು ಬೆಳೆಸಿಕೊಳ್ಳಲು ಅವನನ್ನು ಒಬ್ಬ ಪುರುಷನ ವೀರ್ಯದಲ್ಲಿಟ್ಟು ಒಬ್ಬ ನಿರ್ದಿಷ್ಟ ಸ್ತ್ರೀಯ ಗರ್ಭದಲ್ಲಿ ಬಿಡಲಾಗುತ್ತದೆ ಎಂದು ಶ್ರೀಮದ್ ಭಾಗವತದ 3ನೇ ಸ್ಕಂಧದಲ್ಲಿ ಹೇಳಿದೆ. ಜೀವನು ತನ್ನ ಇಂದ್ರಿಯಗಳು, ಬುದ್ಧಿಶಕ್ತಿ, ಮನಸ್ಸು ಮೊದಲಾದವುಗಳನ್ನು ತನ್ನ ಆಯ್ಕೆಗೆ ಅನುಗುಣವಾಗಿ ಒಂದು ನಿರ್ದಿಷ್ಟ ರೀತಿಯಲ್ಲಿ ಬಳಸಿಕೊಳ್ಳುತ್ತಾನೆ. ಹೀಗೆ ಅವನು ಒಂದು ನಿರ್ದಿಷ್ಟ ಬಗೆಯ ದೇಹವನ್ನು ಬೆಳೆಸಿಕೊಳ್ಳುತ್ತಾನೆ ಮತ್ತು ಆ ಪಂಜರದಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಹೀಗೆ ಜೀವನು ಬೇರೆ ಬೇರೆ ಸನ್ನಿವೇಶಗಳಿಗೆ ಅನುಗುಣವಾಗಿ ದೇವತೆ, ಮನುಷ್ಯ ಅಥವಾ ಪ್ರಾಣಿಯ ದೇಹ ಹೀಗೆ ವಿವಿಧ ಜೀವವರ್ಗಗಳಲ್ಲಿ ನೆಲೆಸುತ್ತಾನೆ. ವಿವಿಧ ಜೀವವರ್ಗಗಳಲ್ಲಿ ಬಂಧನಕ್ಕೊಳಗಾದ ಜೀವಿಗಳು ಪರಮಪ್ರಭುವಿನ ವಿಭಿನ್ನಾಂಶಗಳು ಎಂದು ವೈದಿಕ ಸಾಹಿತ್ಯದಲ್ಲಿ ವಿವರಿಸಲಾಗಿದೆ. ಪರಮಾತ್ಮನು ಜೀವನೊಡನೆ ಸ್ನೇಹಿತನಂತೆ ಕುಳಿತಿದ್ದಾನೆ. ಮಾಯಾವಾದಿ ತತ್ವಜ್ಞಾನಿಗಳು ಜೀವನೇ ಪರಮಾತ್ಮನೆಂದು ತಪ್ಪಾಗಿ ಭಾವಿಸುತ್ತಾರೆ. ದೇವೋತ್ತಮ ಪರಮಪುರುಷನ ಸ್ಥಾನಿಕ ಲಕ್ಷಣವಾಗಿ ಪರಮಾತ್ಮನೂ ಬಿಡಿ ಆತ್ಮನೂ ಒಂದೇ ದೇಹದಲ್ಲಿರುವುದರಿಂದ ಅವೆರಡರ ನಡುವೆ ವ್ಯತ್ಯಾಸವಿಲ್ಲ ಎಂಬ ತಪ್ಪು ಭಾವನೆಯು ಕೆಲವೊಮ್ಮೆ ಬರುತ್ತದೆ. ಆದರೆ ಬಿಡಿ ಆತ್ಮನಿಗೂ ಪರಮಾತ್ಮನಿಗೂ ನಿರ್ದಿಷ್ಟವಾದ ವ್ಯತ್ಯಾಸವಿದೆ. ವರಾಹ ಪುರಾಣವು ಇದನ್ನು ಹೀಗೆ ವಿವರಿಸುತ್ತದೆ: ಪರಮಪ್ರಭುವಿಗೆ ಎರಡು ಅಂಶಗಳು, ಜೀವಾತ್ಮನಿಗೆ ವಿಭಿನ್ನಾಂಶ ಎಂದು ಹೆಸರು. ಪರಮಾತ್ಮನಿಗೆ ಎಂದರೆ ಪರಮಪುರುಷನ ಸಂಪೂರ್ಣ ವಿಸ್ತೃತ ರೂಪಕ್ಕೆ ಸ್ವಾಂಶವೆಂದು ಹೆಸರು. ಪರಮಪುರುಷನ ಸ್ವಾಂಶ ಪೂರ್ಣ ವಿಸ್ತರಣೆಯು ದೇವೋತ್ತಮ ಪರಮಪುರುಷನಷ್ಟೇ ಬಲಶಾಲಿಯಾದದ್ದು. ಪರಮಪುರುಷನ ಶಕ್ತಿಗೂ ಅವನ ಪೂರ್ಣ ವಿಸ್ತೃತ ರೂಪನಾದ ಪರಮಾತ್ಮನಿಗೂ ಒಂದಿಷ್ಟೂ ವ್ಯತ್ಯಾಸವಿಲ್ಲ. ಆದರೆ ವಿಭಿನ್ನಾಂಶಗಳು ಪರಮಪ್ರಭುವಿನ ಶಕ್ತಿಯ ಅತ್ಯಂತ ಸಣ್ಣ ಭಾಗವನ್ನು ಮಾತ್ರ ಹೊಂದಿರುತ್ತವೆ. ಪರಮಪ್ರಭುವಿನ ಶಕ್ತಿಯ ಅತ್ಯಲ್ಪ ಅಂಶಗಳಾದ ಜೀವಿಗಳ ಗುಣವು ನಿಸ್ಸಂದೇಹವಾಗಿಯೂ ಪ್ರಭುವಿನ ಆಧ್ಯಾತ್ಮಿಕ ಅಸ್ತಿತ್ವದ ಗುಣಕ್ಕೆ ಸಮಾನವಾದದ್ದು. ಆದರೆ ಅವು ಭೌತಿಕ ಗುಣಗಳ ಛಾಯೆಯನ್ನು ಪಡೆಯುವ ಸಾಧ್ಯತೆ ಇದೆ. ಅವನು ಭೌತಿಕ ಗುಣಗಳ ಪ್ರಭಾವಕ್ಕೆ ಸಿಕ್ಕಿಕೊಳ್ಳುವ ಸ್ವಭಾವದವನಾದ್ದರಿಂದ ಈ ಅತಿ ಸಣ್ಣ ಅಂಶನಿಗೆ ಜೀವ ಎಂದು ಹೆಸರು ಬಂದಿದೆ. ಕೆಲವೊಮ್ಮೆ ದೇವೋತ್ತಮ ಪರಮಪುರುಷನಿಗೆ ಶಿವ ಅಥವಾ ಸರ್ವ ಮಂಗಳಕರನಾದವನು ಎಂದು ಹೆಸರು. ಆದುದರಿಂದ ಶಿವನಿಗೂ ಜೀವನಿಗೂ ಇರುವ ವ್ಯತ್ಯಾಸವೆಂದರೆ ಸಕಲ ಮಂಗಳಕರನಾದ ದೇವಪುರುಷನ ಮೇಲೆ ಭೌತಿಕ ಗುಣಗಳು ಯಾವಾಗಲೂ ಪ್ರಭಾವವನ್ನು ಬೀರಲಾರವು. ಆದರೆ ದೇವೋತ್ತಮ ಪರಮಪುರುಷನ ಅತ್ಯಲ್ಪ ಅಂಶಗಳು ಭೌತಿಕ ಪ್ರಕೃತಿಯ ಗುಣಗಳ ಪ್ರಭಾವಕ್ಕೆ ಒಳಗಾಗಬಹುದು. ಒಬ್ಬ ನಿರ್ದಿಷ್ಟ ಜೀವಿಯ ದೇಹದಲ್ಲಿ ಇರುವ ಪರಮಾತ್ಮನು ಪ್ರಭುವಿನ ಪೂರ್ಣ ವಿಸ್ತೃತ ರೂಪನಾದರೂ ಅವನು ಪೂಜಾರ್ಹನು. ಆದುದರಿಂದ ಧ್ಯಾನ ಪ್ರಕ್ರಿಯೆಯ ಉದ್ದೇಶವು ಬರೀ ಜೀವನು ಪರಮಾತ್ಮ ರೂಪನ ವಿಷ್ಣುವಿನ ಚರಣ ಕಮಲಗಳಲ್ಲಿ ತನ್ನ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗಲಿ ಎನ್ನುವುದೇ ಎಂದು ಮಹರ್ಷಿಗಳು ಹೇಳಿದ್ದಾರೆ. ಇದೇ ಸಮಾಧಿಯ ನಿಜ ರೂಪ. ಜೀವನು ತನ್ನ ಪ್ರಯತ್ನ ಮಾತ್ರದಿಂದಲೇ ಭೌತಿಕ ಸೆರೆಯಿಂದ ಬಿಡುಗಡೆಯಾಗಲಾರ. ಆದುದರಿಂದ ಅವನು ಪರಮಪ್ರಭುವಿನ ಅಥವಾ ತನ್ನೊಳಗಿರುವ ಪರಮಾತ್ಮನ ಚರಣ ಕಮಲಗಳ ಸೇವೆಯನ್ನು ಕೈಗೊಳ್ಳಬೇಕು. ಈ ವಿಷಯದಲ್ಲಿ ಶ್ರೀಮದ್ ಭಾಗವತದ ಶ್ರೇಷ್ಠ ಭಾಷ್ಯಕಾರರಾದ ಶ್ರೀಧರ ಸ್ವಾಮಿಗಳು ಒಂದು ಸೊಗಸಾದ ಪದ್ಯವನ್ನು ರಚಿಸಿದ್ದಾರೆ. ಅದರ ಭಾವಾರ್ಥವು ಇದು: ಪ್ರಿಯ ಪ್ರಭು, ನಾನು ಎಂದೆಂದೂ ನಿನ್ನ ವಿಭಿನ್ನಾಂಶನು. ಆದರೆ ನಾನು ಭೌತಿಕ ಶಕ್ತಿಗಳ ಬಂಧನಕ್ಕೆ ಒಳಗಾಗಿದ್ದೇನೆ. ಅವು ನಿನ್ನಿಂದ ಹೊರಹೊಮ್ಮಿದವೆ. ಎಲ್ಲ ಕಾರಣಗಳ ಕಾರಣನಾಗಿ ಪರಮಾತ್ಮನಾಗಿ ನೀನು ನನ್ನ ದೇಹವನ್ನು ಪ್ರವೇಶಿಸಿದ್ದೀಯೇ. ಜ್ಞಾನದ ಪರಮಾನಂದದ ಬದುಕನ್ನು ನಿನ್ನೊಡನೆ ಸವಿಯುವ ಭಾಗ ನನ್ನದು. ಆದುದರಿಂದ ಪ್ರಿಯ ಪ್ರಭು, ದಿವ್ಯಾನಂದದ ನನ್ನ ಮೂಲ ಸ್ಥಿತಿಗೆ ನಾನು ಮರಳುವುದು ಸಾಧ್ಯವಾಗುವಂತೆ ನಾನು ನಿನಗೆ ಪ್ರೀತಿಪೂರ್ವಕ ಸೇವೆಯನ್ನು ಸಲ್ಲಿಸುವಂತೆ ಆಜ್ಞೆ ಮಾಡು. ಈ ಭೌತಿಕ ಜಗತ್ತಿನಲ್ಲಿ ಗೋತಿಗೆ ಸಿಕ್ಕಿಕೊಂಡಿರುವ ಜೀವಿಯು ತನ್ನ ಪ್ರಯತ್ನದಿಂದಲೇ ಬಿಡುಗಡೆಯಾಗಲಾರ ಎಂದು ಮಹಾಪುರುಷರು ಅರ್ಥ ಮಾಡಿಕೊಳ್ಳುತ್ತಾರೆ. ದೃಢವಾದ ಭಕ್ತಿನಿಷ್ಠೆಗಳಿಂದ ಇಂತಹ ಮಹಾಪುರುಷರು ಪ್ರಭುವಿನ ದಿವ್ಯ ಪ್ರೇಮ ಪೂರ್ವಕ ಸೇವೆಯಲ್ಲಿ ನಿರತರಾಗುತ್ತಾರೆ. ವೇದಗಳ ಸಾಕಾರ ರೂಪಗಳ ತೀರ್ಮಾನ ಇದು. ವೇದಗಳ ಸಾಕಾರ ರೂಪಗಳು ಮುಂದುವರೆದು ಹೀಗೆ ಹೇಳಿದವು: ಪ್ರಿಯ ಪ್ರಭುವೇ, ಪರಮಸತ್ಯದ ಪರಿಪೂರ್ಣ ಅರಿವನ್ನು ಪಡೆಯುವುದು ಬಹು ಕಷ್ಟ. ಪತನ ಹೊಂದಿದ ಆತ್ಮಗಳಲ್ಲಿ ನಿನಗೆ ಎಷ್ಟು ದಯೆ ಎಂದರೆ, ನೀನು ಅನೇಕ ಆವಿರ್ಭಾವಗಳನ್ನು ಹೊಂದಿ ಹಲವಾರು ಕ್ರಿಯೆಗಳನ್ನು ಮಾಡುತ್ತೀಯೇ. ನೀನು ಈ ಭೌತಿಕ ಜಗತ್ತಿನಲ್ಲಿ ಚಾರಿತ್ರಿಕ ಪುರುಷನಾಗಿ ಸಹ ಆವಿರ್ಭವಿಸುತ್ತೀಯೇ. ವೈದಿಕ ಸಾಹಿತ್ಯವು ನಿನ್ನ ಲೀಲೆಗಳನ್ನು ಬಹು ಸೊಗಸಾಗಿ ವರ್ಣಿಸುತ್ತದೆ. ಇಂತಹ ಲೀಲೆಗಳು ದಿವ್ಯಾನಂದದ ಸಾಗರಗಳಷ್ಟು ಆಕರ್ಷಕವಾಗಿವೆ. ಜನಸಾಮಾನ್ಯರಿಗೆ ಸಾಮಾನ್ಯ ಜೀವರನ್ನು ಹೊಗಳುವ ನಿರೂಪಣೆಗಳನ್ನು ಓದಲು ಸಹಜವಾಗಿ ಒಲವಿರುತ್ತದೆ. ಆದರೆ ನಿನ್ನ ಶಾಶ್ವತ ಲೀಲೆಗಳನ್ನು ವರ್ಣಿಸುವ ವೈದಿಕ ಸಾಹಿತ್ಯಕ್ಕೆ ಆಕರ್ಷಿತರಾದರೆ ಅವರು ಆನಂದ ಸಾಗರದಲ್ಲಿ ಮಿಂದು ಬಿಡುತ್ತಾರೆ. ಆಯಾಸಗೊಂಡ ಮನುಷ್ಯನು ನೀರಿನಲ್ಲಿ ಇಳಿದು ಮೇಲೆದ್ದರೆ ಹೊಸ ಚೈತನ್ಯವನ್ನು ಪಡೆಯುವಂತೆ ಭೌತಿಕ ಚಟುವಟಿಕೆಗಳಿಂದ ಬೇಸರಗೊಂಡ ಬದ್ಧ ಆತ್ಮನು ನಿನ್ನ ಲೀಲೆಗಳ ದಿವ್ಯ ಸಾಗರದಲ್ಲಿ ಮುಳುಗಿ ಎದ್ದರೆ ಹೊಸ ಚೈತನ್ಯವನ್ನು ಪಡೆಯುತ್ತಾನೆ ಮತ್ತು ಭೌತಿಕ ಚಟುವಟಿಕೆಗಳ ಆಯಾಸವನ್ನೆಲ್ಲ ಮರೆಯುತ್ತಾನೆ. ಅಂತಿಮವಾಗಿ ದಿವ್ಯಾನಂದದ ಸಾಗರದಲ್ಲಿ ಮುಳುಗಿಬಿಡುತ್ತಾನೆ. ಜಾಣರಾದ ಭಕ್ತರು ಆತ್ಮ ಸಾಕ್ಷಾತ್ಕಾರಕ್ಕೆ ಒಂದೇ ಮಾರ್ಗವನ್ನು ಅನುಸರಿಸುತ್ತಾರೆ. ಭಕ್ತಿಪೂರ್ವಕ ಸೇವೆ ಮತ್ತು ಭಕ್ತಿ ಜೀವನದ 9 ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಸದಾ ನಿರತರಾಗಿದ್ದು ಅವುಗಳಲ್ಲಿ ಮುಖ್ಯವಾಗಿ ಶ್ರವಣ ಮತ್ತು ಸಂಕೀರ್ತನ ಇವನ್ನು ಆಚರಿಸುತ್ತಾರೆ. ನಿನ್ನ ಭಕ್ತರಿಗೆ ಮುಕ್ತಿಯಿಂದ ಅಥವಾ ಪರಮೋನ್ನತನ ಅಸ್ತಿತ್ವದಲ್ಲಿ ಲೀನವಾಗುವುದರಿಂದ ಲಭ್ಯವಾಗುವ ಆನಂದವೂ ಸಹ ಬೇಕಿಲ್ಲ. ನಿನ್ನ ಭಕ್ತರಿಗೆ ಮುಕ್ತಿ ಎಂದು ಕರೆಯುವ ಅಂತ್ಯವೂ ಬೇಕಿಲ್ಲ. ಇಂದ್ರಿಯ ತೃಪ್ತಿಗಾಗಿ ಸ್ವರ್ಗಕ್ಕೇರಲು ನಡೆಸುವ ಭೌತಿಕ ಚಟುವಟಿಕೆಗಳಲ್ಲಿ ಅವರಿಗೆ ನಿಶ್ಚಯವಾಗಿಯೂ ಆಸಕ್ತಿಯಿಲ್ಲ. ಪರಿಶುದ್ಧ ಭಕ್ತರು ಪರಮಹಂಸರ ಎಂದರೆ ಬಿಡುಗಡೆಯನ್ನು ಪಡೆದ ಮಹಾನ್ ಭಕ್ತರ ಸಹವಾಸವನ್ನು ಮಾತ್ರ ಬಯಸುತ್ತಾರೆ. ಇದರಿಂದ ಅವರು ನಿರಂತರವಾಗಿ ನಿನ್ನ ಮಹಿಮೆಯನ್ನು ಕೇಳಬಹುದು ಮತ್ತು ಸಂಕೀರ್ತನೆ ಮಾಡಬಹುದು. ಈ ಉದ್ದೇಶಕ್ಕಾಗಿ ಪರಿಶುದ್ಧ ಭಕ್ತರು ಬದುಕಿನ ಎಲ್ಲ ನೆಮ್ಮದಿಯನ್ನು ಬಿಡಲು ಸಿದ್ಧರಾಗಿದ್ದಾರೆ. ಸ್ನೇಹ, ಪ್ರೀತಿ, ಸಮಾಜ ಮತ್ತು ಕುಟುಂಬಗಳಂತಹ ಲೌಕಿಕ ಸೌಲಭ್ಯಗಳನ್ನು ತ್ಯಾಗ ಮಾಡಲು ಸಿದ್ಧರು. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ, ಹರೇ ಹರೇ ಎಂಬ ಸಂಕೀರ್ತನೆಯ ದಿವ್ಯನಾದವನ್ನು ಸವಿದು ಭಕ್ತಿ ಸುಧೆಯ ರುಚಿಯನ್ನು ಕಂಡವರು ಬೇರೆ ಯಾವುದೇ ಆಧ್ಯಾತ್ಮಿಕ ಆನಂದಕ್ಕೆ ಅಥವಾ ಭೌತಿಕ ಸುಖಕ್ಕೆ ಮನಸ್ಸು ಕೊಡುವುದಿಲ್ಲ. ಪರಿಶುದ್ಧ ಭಕ್ತನಿಗೆ ಇವು ಬೀದಿಯಲ್ಲಿ ಬಿದ್ದ ಒಣ ಹುಲ್ಲಿನಷ್ಟೂ ಮುಖ್ಯವಲ್ಲ ಎನ್ನಿಸುತ್ತದೆ. ವೇದಗಳ ಸಾಕಾರ ರೂಪಗಳು ಹೀಗೆ ಹೇಳಿದವು. ಪ್ರಿಯ ಪ್ರಭುವೇ, ಮನುಷ್ಯನು ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಿ ತನ್ನ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿಯನ್ನು ಪರಿಶುದ್ಧಗೊಳಿಸಿಕೊಂಡ ಮೇಲೆ ಅವನ ಮನಸ್ಸು ಅವನ ಸ್ನೇಹಿತನಾಗುತ್ತದೆ. ಇಲ್ಲವಾದರೆ ಅವನ ಮನಸ್ಸು ಸದಾ ಅವನ ಶತ್ರು. ಮನಸ್ಸು ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವಾಗ ಅದು ಜೀವಿಯ ಆಪ್ತಮಿತ್ರನಾಗುತ್ತದೆ. ಏಕೆಂದರೆ ಆಗ ಮನಸ್ಸು ಸದಾ ಪರಮ ಪ್ರಭುವನ್ನು ಕುರಿತೇ ಯೋಚಿಸುತ್ತಿರಬಹುದು. ನೀನು ಜೀವಿಗೆ ಎಂದೆಂದೂ ಪ್ರಿಯನಾದವನು. ಆದುದರಿಂದ ಮನಸ್ಸು ನಿನ್ನ ಯೋಚನೆಯಲ್ಲಿ ತೊಡಗಿರುವಾಗ ಮನುಷ್ಯನು ಹಲವು ಜನ್ಮಗಳಲ್ಲಿ ಹಂಬಲಿಸುತ್ತಿದ್ದ ಮಹಾತೃಪ್ತಿಯನ್ನು ಕೂಡಲೇ ಕಂಡುಕೊಳ್ಳುತ್ತಾನೆ. ಮನುಷ್ಯನ ಮನಸ್ಸು ದೇವೋತ್ತಮ ಪರಮಪುರುಷನ ಚರಣಕಮಲಗಳಲ್ಲಿ ಸ್ಥಿರವಾಗಿರುವಾಗ ಮನುಷ್ಯನಿಗೆ ಇದಕ್ಕಿಂತ ಕೆಳಗಿನದಾದ ಯಾವ ಪೂಜೆಯಾಗಲಿ ಆತ್ಮ ಸಾಕ್ಷಾತ್ಕಾರದ ರೀತಿಯಾಗಲಿ ಬೇಕೆನಿಸುವುದಿಲ್ಲ. ಯಾವುದಾದರೂ ದೇವತೆಯ ಪೂಜೆಯನ್ನು ಮಾಡಲು ಪ್ರಯತ್ನಿಸುವುದರಿಂದ ಅಥವಾ ಆತ್ಮ ಸಾಕ್ಷಾತ್ಕಾರದ ಬೇರಾವ ಮಾರ್ಗವನ್ನಾದರೂ ಅನುಸರಿಸುವುದರಿಂದ ಜೀವಿಯು ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಬೆಕ್ಕು ನಾಯಿಗಳಂತಹ ಹೀನ ಜೀವವರ್ಗಗಳನ್ನು ಪ್ರವೇಶಿಸಿ ಜೀವಿಯು ಎಷ್ಟರ ಮಟ್ಟಿಗೆ ಕೀಳಾಗುತ್ತಾನೆ ಎನ್ನುವುದನ್ನು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಪ್ರಭುವಿನ ಭಕ್ತಿಪೂರ್ವಕ ಸೇವೆಯ ಒಲವಿಲ್ಲದ ಚಿಂತನೆಯ ಊಹಾಪೋಹದಿಂದ ಮತ್ತು ಫಲಾಕಾಂಕ್ಷಿ ಕರ್ಮದಿಂದ ಆಕರ್ಷಿತರಾಗುವವರು ಇಂತಹ ಕ್ರಿಯೆಗಳ ವಿಷಮಯ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಶ್ರೀ ನರೋತ್ತಮ ದಾಸ ಠಾಕೂರರು ಹಾಡಿದ್ದಾರೆ. ಇಂತಹ ಜನರು ಅನಿವಾರ್ಯವಾಗಿ ಬೇರೆ ಬೇರೆ ಜೀವವರ್ಗಗಳಲ್ಲಿ ಹುಟ್ಟಬೇಕಾಗುತ್ತದೆ ಮತ್ತು ಮಾಂಸ ಭಕ್ಷಣೆ ಮತ್ತು ಮದ್ಯ ಸೇವನೆಯಂತಹ ಅಸಹ್ಯವಾದ ಅಭ್ಯಾಸಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಪ್ರಾಪಂಚಿಕ ಮನೋಧರ್ಮದವರು ಸಾಮಾನ್ಯವಾಗಿ ನಶ್ವರವಾದ ಭೌತಿಕ ದೇಹವನ್ನು ಪೂಜಿಸುತ್ತಾರೆ ಮತ್ತು ದೇಹದೊಳಗಿರುವ ಚೇತನದ ಯೋಗಕ್ಷೇಮವನ್ನು ಮರೆತು ಬಿಡುತ್ತಾರೆ. ಕೆಲವರು ದೇಹದ ನೆಮ್ಮದಿಯನ್ನು ಹೆಚ್ಚಿಸಿಕೊಳ್ಳಲು ಭೌತಿಕ ವಿಜ್ಞಾನದ ಆಶ್ರಯವನ್ನು ಪಡೆಯುತ್ತಾರೆ. ಇನ್ನೂ ಕೆಲವರು ಸ್ವರ್ಗಲೋಕಕ್ಕೆ ಏರಲು ದೇವತೆಗಳ ಉಪಾಸನೆಯನ್ನು ಮಾಡುತ್ತಾರೆ. ಜೀವಾತ್ಮನ ಒಳಿತನ್ನು ಮರೆತು ಭೌತಿಕ ದೇಹವನ್ನು ನೆಮ್ಮದಿಯಾಗಿಡುವುದೇ ಬದುಕಿನಲ್ಲಿ ಅವರ ಗುರಿ. ವೈದಿಕ ಸಾಹಿತ್ಯದಲ್ಲಿ ಇಂತಹವರನ್ನು ಆತ್ಮಘಾತಕರು ಎಂದು ವರ್ಣಿಸಿದೆ. ಏಕೆಂದರೆ ಭೌತಿಕ ದೇಹದ ಮತ್ತು ಅದರ ಸುಖಗಳ ಮೋಹದಿಂದ ಹುಟ್ಟು ಸಾವುಗಳ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಅಲೆದಾಡಬೇಕಾಗುತ್ತದೆ ಮತ್ತು ಭೌತಿಕ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ಮಾನವ ರೂಪದ ಬದುಕು ಮನುಷ್ಯನು ತನ್ನ ಸ್ಥಿತಿಯನ್ನು ಅರಿತುಕೊಳ್ಳಲು ಒಂದು ಅವಕಾಶ. ಅತ್ಯಂತ ಜಾಣನಾದವನು ಬೇರೆ ದಾರಿ ಹಿಡಿಯದೆ ತನ್ನ ಮನಸ್ಸು, ಇಂದ್ರಿಯಗಳು ಮತ್ತು ದೇಹವನ್ನು ಪ್ರಭುವಿನ ಸೇವೆಯಲ್ಲಿ ತೊಡಗಿಸಲು ಭಕ್ತಿ ಸೇವೆಯ ಮಾರ್ಗವನ್ನು ಹಿಡಿಯುತ್ತಾನೆ. ವೇದಗಳ ಸಾಕಾರ ರೂಪಗಳು ಮುಂದುವರೆದು ಹೀಗೆ ಹೇಳಿದವು: ಪ್ರಿಯ ಪ್ರಭುವೇ, ಬಹುದೊಡ್ಡ ಪಂಡಿತರಾಗಿ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಲು ಚಿಂತನೆ ಮಾಡುವ ಅನೇಕ ಮಂದಿ ಯೋಗಿಗಳಿದ್ದಾರೆ. ಅವರು ದೇಹದಲ್ಲಿನ ಪ್ರಾಣವಾಯುವನ್ನು ನಿಯಂತ್ರಿಸುವುದರಲ್ಲಿ ತೊಡಗಿರುತ್ತಾರೆ. ಮನಸ್ಸನ್ನು ವಿಷ್ಣುವಿನ ರೂಪದಲ್ಲಿ ನೆಲೆಗೊಳಿಸಿ ಇಂದ್ರಿಯಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಿ ಅವರು ಯೋಗಾಭ್ಯಾಸ ಮಾಡುತ್ತಾರೆ. ಆದರೆ ಬಹುಶ್ರಮದಾಯಕವಾದ ವೈರಾಗ್ಯ, ತಪಸ್ಸು ಮತ್ತು ಸಂಯಮದಿಂದ ಅವರು ನಿನ್ನ ವಿರೋಧಿಗಳು ಮುಟ್ಟುವ ಗುರಿಯನ್ನೇ ಮುಟ್ಟುತ್ತಾರೆ. ಎಂದರೆ ಯೋಗಿಗಳು ಊಹಾಪೋಹಗಳಲ್ಲಿ ನಿರತರಾಗುವ ಬುದ್ಧಿವಂತ ಮಹಾನ್ ಚಿಂತಕರು ಕಡೆಗೆ ನಿರಾಕಾರ ಜ್ಯೋತಿಯನ್ನು ತಲುಪುತ್ತಾರೆ. ಪ್ರಭುವಿನ ಬದ್ಧ ಶತ್ರುಗಳು ಸಹ ತಂತಾವೇ ಇದೇ ಗುರಿಯನ್ನು ಮುಟ್ಟುತ್ತಾರೆ. ಕಂಸ, ಶಿಶುಪಾಲ ಮತ್ತು ದಂತವಕ್ರರಂತಹ ರಾಕ್ಷಸರು ಬ್ರಹ್ಮಜ್ಯೋತಿಯನ್ನು ಸೇರುತ್ತಾರೆ. ಏಕೆಂದರೆ ಅವರು ಸದಾಕಾಲವೂ ದೇವೋತ್ತಮ ಪರಮಪುರುಷನನ್ನು ಕುರಿತು ಚಿಂತನೆ ಮಾಡುತ್ತಿರುತ್ತಾರೆ. ಗೋಪಿಯರಂತಹ ಸ್ತ್ರೀಯರು ಕೃಷ್ಣನ ಸಮೀಪವರ್ತಿಗಳಾಗಿದ್ದರು. ಅವರು ಕೃಷ್ಣನ ಚೆಲುವಿಗೆ ಮಾರು ಹೋದರು. ಅವರ ಧ್ಯಾನವು ಕಾಮದಿಂದ ಪ್ರೇರಿತವಾದದ್ದು. ಸರ್ಪದ ಸುಂದರವಾದ ಮತ್ತು ಗುಂಡಾದ ಆಕಾರವನ್ನು ಹೋಲುವ ಕೃಷ್ಣನ ತೋಳುಗಳು ತಮ್ಮನ್ನು ಅಪ್ಪಿಕೊಳ್ಳಬೇಕೆಂದು ಅವರು ಬಯಸಿದರು. ಹಾಗೆಯೇ ವೈದಿಕ ಸ್ತೋತ್ರಗಳಿವೆ: ನಾವು ನಿನ್ನ ಚರಣಕಮಲಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುತ್ತೇವೆ. ಗೋಪಿಯರಂತಹ ಸ್ತ್ರೀಯರು ಕಾಮದ ಒತ್ತಡದಿಂದ ನಿನ್ನಲ್ಲಿ ಮನಸ್ಸನ್ನು ನಿಲ್ಲಿಸುತ್ತಾರೆ. ನಾವು ಭಗವದ್ಧಾಮಕ್ಕೆ ಹಿಂದಿರುಗುವುದಕ್ಕಾಗಿ ನಿನ್ನ ಪಾದಕಮಲಗಳಲ್ಲಿ ಮನಸ್ಸನ್ನು ನಿಲ್ಲಿಸುತ್ತೇವೆ. ನಿನ್ನ ಶತ್ರುಗಳು ನಿನ್ನನ್ನು ಕೊಲ್ಲುವುದು ಹೇಗೆ ಎಂದು ಯೋಚಿಸುತ್ತಾ ಮನಸ್ಸನ್ನು ಸದಾ ನಿನ್ನಲ್ಲಿಯೇ ಕೇಂದ್ರೀಕರಿಸುತ್ತಾರೆ ಮತ್ತು ನಿನ್ನ ನಿರಾಕಾರ ಜ್ಯೋತಿಯನ್ನು ತಲುಪುವುದಕ್ಕಾಗಿ ಯೋಗಿಗಳು ವ್ರತಗಳನ್ನೂ ತಪಸ್ಸುಗಳನ್ನೂ ಮಾಡುತ್ತಾರೆ. ನೀನು ಎಲ್ಲ ಭಕ್ತರನ್ನೂ ಒಂದೇ ಸಮನೆ ಕಾಣುತ್ತೀ. ಆದುದರಿಂದ ಈ ವಿವಿಧ ಜನರು ಬೇರೆ ಬೇರೆ ರೀತಿಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುತ್ತಿದ್ದರೂ ಬೇರೆ ಬೇರೆ ವಿಷಯ ಗ್ರಹಣ ರೀತಿಗಳಿಗೆ ಅನುಗುಣವಾಗಿ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಧರ ಸ್ವಾಮಿಗಳು ಒಂದು ಸೊಗಸಾದ ಪದ್ಯವನ್ನು ರಚಿಸಿದ್ದಾರೆ. ಪ್ರಿಯ ಪ್ರಭುವೇ, ನಿನ್ನ ಚರಣಕಮಲಗಳ ಧ್ಯಾನದಲ್ಲಿಯೇ ಸದಾ ನಿರತರಾಗಿರುವುದು ಕಷ್ಟ. ಆಗಲೇ ನಿನ್ನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡು ಅಲೌಕಿಕ ಪ್ರೀತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವ ಮಹಾನ್ ಭಕ್ತರಿಗೆ ಮಾತ್ರ ಇದು ಸಾಧ್ಯ. ಪ್ರಿಯ ಪ್ರಭುವೇ, ಕೆಲಕಾಲವಾದರೂ ನನ್ನ ಮನಸ್ಸು ಹೇಗಾದರೂ ನಿನ್ನ ಚರಣಕಮಲಗಳ ಧ್ಯಾನದಲ್ಲಿರುವಂತಾಗಲಿ ಎಂದು ಬಯಸುತ್ತೇನೆ. ಬೇರೆ ಬೇರೆ ಆಧ್ಯಾತ್ಮಿಕ ಕಾರ್ಯ ನಿರತರು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುವುದನ್ನು ಭಗವದ್ಗೀತೆಯು ವಿವರಿಸುತ್ತದೆ. ಅಲ್ಲಿ ಭಗವಂತನು ಭಕ್ತನು ಎಷ್ಟರ ಮಟ್ಟಿಗೆ ಶರಣಾಗತನಾದರೆ ಅಷ್ಟರ ಮಟ್ಟಿಗೆ ಭಕ್ತನು ಬಯಸುವ ಪರಿಪೂರ್ಣತೆಯನ್ನು ಅನುಗ್ರಹಿಸುವುದಾಗಿ ಹೇಳಿದ್ದಾನೆ. ನಿರಾಕಾರವಾದಿಗಳು, ಯೋಗಿಗಳು, ಪ್ರಭುವಿನ ಶತ್ರುಗಳು ಎಲ್ಲರೂ ಪ್ರಭುವಿನ ದಿವ್ಯ ಪ್ರಭೆಯನ್ನು ಸೇರುತ್ತಾರೆ. ಆದರೆ ವೃಂದಾವನದ ನಿವಾಸಿಗಳ ಹೆಜ್ಜೆಗಳನ್ನೇ ಅನುಸರಿಸುವ ಅಥವಾ ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನೇ ಕಟ್ಟುನಿಟ್ಟಾಗಿ ಅನುಸರಿಸುವ ಸಾಕಾರವಾದಿಗಳು ಕೃಷ್ಣನ ನಿವಾಸವಾದ ಗೋಲೋಕ ವೃಂದಾವನಕ್ಕೆ ಅಥವಾ ವೈಕುಂಠ ಲೋಕಗಳಿಗೆ ಏರಿ ಹೋಗುತ್ತಾರೆ. ನಿರಾಕಾರವಾದಿಗಳು ಸಾಕಾರವಾದಿಗಳು ಇಬ್ಬರೂ ಆಧ್ಯಾತ್ಮಿಕ ರಾಜ್ಯವನ್ನು ಅಥವಾ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶಿಸುತ್ತಾರೆ. ಆದರೆ ನಿರಾಕಾರವಾದಿಗಳಿಗೆ ಬ್ರಹ್ಮಜ್ಯೋತಿಯಲ್ಲಿ ಸ್ಥಾನವು ದೊರೆಯುತ್ತದೆ. ಸಾಕಾರವಾದಿಗಳಿಗೆ ಅವರು ವಿವಿಧ ರಸಗಳಲ್ಲಿ ಪ್ರಭುವನ್ನು ಯಾವ ರೀತಿಯಲ್ಲಿ ಸೇವಿಸಬೇಕೆಂದು ಬಯಸುತ್ತಾರೆ ಎನ್ನುವುದಕ್ಕೆ ಅನುಗುಣವಾಗಿ ವೈಕುಂಠಲೋಕದಲ್ಲಿ ಅಥವಾ ವೃಂದಾವನ ಲೋಕದಲ್ಲಿ ಸ್ಥಾನವು ದೊರೆಯುತ್ತದೆ. ಈ ಭೌತಿಕ ಜಗತ್ತಿನ ಸೃಷ್ಟಿಯ ನಂತರ ಹುಟ್ಟಿದವರು ತಮ್ಮ ಭೌತಿಕ ತಿಳಿವಳಿಕೆಯನ್ನು ಬಳಸಿ ದೇವೋತ್ತಮ ಪರಮಪುರುಷನ ಅಸ್ತಿತ್ವವನ್ನು ಅರಿಯಲಾರರು. ಒಂದು ಸಂಸಾರದಲ್ಲಿ ಹುಟ್ಟಿದವನು ಇತ್ತೀಚಿನ ಪೀಳಿಗೆಗಳವರು ಹುಟ್ಟುವ ಮೊದಲೇ ಇದ್ದ ತನ್ನ ಮುತ್ತಾತನ ಸ್ಥಿತಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಾರನೋ, ಹಾಗೆ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿರಂತರವಾಗಿರುವ ದೇವೋತ್ತಮ ಪರಮಪುರುಷನಾದ ನಾರಾಯಣನನ್ನು ಅಥವಾ ಕೃಷ್ಣನನ್ನು ಅರಿಯಲಾರೆವು. ಶಾಶ್ವತವಾಗಿ ಭಗವಂತನ ಆಧ್ಯಾತ್ಮಿಕ ರಾಜ್ಯದಲ್ಲಿ ಸನಾತನ ಧಾಮ ವಾಸಿಸುವ ಪರಮಪುರುಷನ ಬಳಿಗೆ ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರ ಹೋಗಲು ಸಾಧ್ಯ ಎಂದು ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಹೇಳಿದೆ. ಭೌತ ಸೃಷ್ಟಿಯ ವಿಷಯಕ್ಕೆ ಬಂದರೆ ಬ್ರಹ್ಮನೇ ಮೊಟ್ಟ ಮೊದಲು ಸೃಷ್ಟಿಯಾದವನು. ಬ್ರಹ್ಮನಿಗೆ ಮೊದಲು ಈ ಭೌತಿಕ ಜಗತ್ತಿನಲ್ಲಿ ಯಾವ ಜೀವಂತ ಪ್ರಾಣಿಯೂ ಇರಲಿಲ್ಲ. ಗರ್ಭೋದಕ ಶಾಯಿ ವಿಷ್ಣುವಿನ ನಾಭಿಯಿಂದ ಹೊರಬಂದ ಕಮಲ ಪುಷ್ಪದಲ್ಲಿ ಬ್ರಹ್ಮನು ಜನಿಸುವವರೆಗೆ ಇದ್ದದ್ದು ಶೂನ್ಯ ಮತ್ತು ಕತ್ತಲೆಗಳೇ. ಗರ್ಭೋದಕ ಶಾಯಿ ವಿಷ್ಣುವು ಕರ್ಣೋದಕ ಶಾಯಿ ವಿಷ್ಣುವಿನ ವಿಸ್ತೃತ ರೂಪ. ಕರ್ಣೋದಕ ಶಾಯಿ ವಿಷ್ಣುವು ಸಂಕರ್ಷಣನ ವಿಸ್ತೃತ ರೂಪ. ಸಂಕರ್ಷಣನು ಬಲರಾಮನ ವಿಸ್ತೃತ ರೂಪ. ಬಲರಾಮನು ಕೃಷ್ಣನ ತಕ್ಷಣದ ವಿಸ್ತೃತ ರೂಪ. ಬ್ರಹ್ಮನ ಸೃಷ್ಟಿಯಾದ ನಂತರ ಎರಡು ವರ್ಗಗಳ ದೇವತೆಗಳು ಹುಟ್ಟಿದರು. ಸನ್ಯಾಸನ ಪ್ರತಿನಿಧಿಗಳಾದ ಸನಕ, ಸನಾತನ, ಸನಂದ ಮತ್ತು ಸನತ್ಕುಮಾರರಂತಹ ದೇವತೆಗಳು ಮತ್ತು ಈ ಭೌತಿಕ ಜಗತ್ತಿನಲ್ಲಿ ಸುಖವನ್ನು ಬಯಸುವ ಮರೀಚಿಯಂತಹ ದೇವತೆಗಳು ಮತ್ತು ಅವರ ಸಂತಾನದವರು. ಮನುಷ್ಯರೂ ಸೇರಿದಂತೆ ಎಲ್ಲ ಜೀವಿಗಳು ಕ್ರಮೇಣ ಈ ದೇವತೆಗಳಿಂದ ಬಂದವರು. ಹೀಗೆ ಈ ಭೌತಿಕ ಜಗತ್ತಿನಲ್ಲಿ ಬ್ರಹ್ಮನೂ ಸೇರಿದಂತೆ ಎಲ್ಲ ದೇವತೆಗಳನ್ನೂ ರಾಕ್ಷಸರನ್ನೂ ಆಧುನಿಕರು ಎಂದೇ ಭಾವಿಸಬೇಕಾಗುತ್ತದೆ. ಹೀಗೆಂದರೆ ಅವರೆಲ್ಲ ಈಚೆಗೆ ಹುಟ್ಟಿದವರು ಎಂದರ್ಥ. ಆದುದರಿಂದ ಒಂದು ಸಂಸಾರದಲ್ಲಿ ಇತ್ತೀಚೆಗೆ ಹುಟ್ಟಿದ ಮನುಷ್ಯನು ಬಹು ಹಿಂದಿನ ತನ್ನ ಪೂರ್ವಿಕನ ಸ್ಥಿತಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಾರನೋ, ಹಾಗೆಯೇ ಈ ಭೌತಿಕ ಜಗತ್ತಿನಲ್ಲಿರುವ ಯಾರಿಗೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಮಪ್ರಭುವಿನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಏಕೆಂದರೆ ಭೌತಿಕ ಜಗತ್ತಿನ ಸೃಷ್ಟಿಯಾದದ್ದೇ ಈಚೆಗೆ. ಭೌತಿಕ ಜಗತ್ತಿನ ಎಲ್ಲ ಅಭಿವ್ಯಕ್ತಿಗಳು ಎಂದರೆ ಕಾಲದ ಅಂಶಗಳು, ಜೀವಿಗಳು, ವೇದಗಳು ಮತ್ತು ಸ್ಥೂಲ ಮತ್ತು ಸೂಕ್ಷ್ಮ ಅಂಶಗಳು ಇವೆಲ್ಲವೂ ಬಹುಕಾಲದಿಂದ ಇದ್ದರೂ ಕಾಲದ ಯಾವುದೋ ಒಂದು ಬಿಂದುವಿನಲ್ಲಿ ಸೃಷ್ಟಿಯಾದವು. ಈ ಸೃಷ್ಟಿಯಲ್ಲಿ ಉತ್ಪನ್ನವಾದದ್ದು ಅಥವಾ ಸೃಷ್ಟಿಯ ಮೂಲವನ್ನು ಅರ್ಥ ಮಾಡಿಕೊಳ್ಳುವ ಸಾಧನವಾದದ್ದು ಇದನ್ನು ನವೀನ ಎಂದೇ ಕರೆಯಬೇಕು. ಆದುದರಿಂದ ಫಲಾಕಾಂಕ್ಷಿ ಕರ್ಮದ ತತ್ವಜ್ಞಾನದ ಊಹೆಗಳು ಅಥವಾ ಯೋಗ, ಇವುಗಳ ಮೂಲಕ ಆತ್ಮ ಸಾಕ್ಷಾತ್ಕಾರದ ಅಥವಾ ದೇವರ ಸಾಕ್ಷಾತ್ಕಾರದ ಪ್ರಕ್ರಿಯೆಯ ದ್ವಾರ ಮನುಷ್ಯನು ಎಲ್ಲ ವಸ್ತುಗಳ ಪರಮ ಮೂಲದ ಬಳಿ ಸಾರಲು ಸಾಧ್ಯವಿಲ್ಲ. ಸೃಷ್ಟಿಯು ಸಂಪೂರ್ಣವಾಗಿ ನಾಶವಾದ ನಂತರ ವೇದಗಳು ಅಸ್ತಿತ್ವದಲ್ಲಿ ಇಲ್ಲದಿರುವಾಗ, ಭೌತಿಕ ಕಾಲಕ್ಕೆ ಅಸ್ತಿತ್ವವಿಲ್ಲದಾಗ, ಸ್ಥೂಲ ಮತ್ತು ಸೂಕ್ಷ್ಮ ಭೌತಿಕಾಂಶಗಳ ಅಸ್ತಿತ್ವವಿಲ್ಲದಾಗ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಲ್ಲಿ ನಾರಾಯಣನ ಆಶ್ರಯದಲ್ಲಿ ಇರುವಾಗ ಈ ಎಲ್ಲ ಊಹಾಪೋಹ ಪ್ರಕ್ರಿಯೆಗಳು ಶೂನ್ಯವಾಗುತ್ತವೆ. ಅವು ಕ್ರಿಯಾಶೀಲವಾಗಲಾರವು. ಆದರೆ ಹೊರಗಿನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಕ್ತಿಪೂರ್ವಕ ಸೇವೆಯು ಸದಾ ನಡೆಯುತ್ತಲೇ ಇರುತ್ತದೆ. ಆದುದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ಭಗವಂತನ ಸಾಕ್ಷಾತ್ಕಾರಕ್ಕೆ ವಾಸ್ತವವಾಗಿರುವ ಒಂದೇ ವಿಧಾನವೆಂದರೆ ಭಕ್ತಿಪೂರ್ವಕ ಸೇವೆ. ಇದನ್ನು ಸ್ವೀಕರಿಸಿದ ಮನುಷ್ಯನು ಭಗವಂತನ ಸಾಕ್ಷಾತ್ಕಾರದ ನಿಜವಾದ ಮಾರ್ಗವನ್ನು ಆರಿಸಿಕೊಂಡಿದ್ದಾನೆ. ಶ್ರೀ ಶ್ರೀಧರ ಸ್ವಾಮಿಗಳು ಈ ವಿಷಯದಲ್ಲಿ ಒಂದು ಪದ್ಯವನ್ನು ರಚಿಸಿದ್ದಾರೆ. ಎಲ್ಲ ವಸ್ತುಗಳ ಪರಮ ಮೂಲನಾದ ದೇವೋತ್ತಮ ಪರಮಪುರುಷನು ಎಂತಹ ಶ್ರೇಷ್ಠನು ಮತ್ತು ಮಿತಿಗಳಿಲ್ಲದವನು ಎಂದರೆ, ಯಾವುದೇ ಭೌತಿಕ ಗಳಿಕೆಯಿಂದ ಜೀವಿಯು ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಭಾವವು ಅದರಲ್ಲಿದೆ. ಪ್ರಭುವಿನ ಕೃಪೆಯಿಂದ ತಾನು ಸೃಷ್ಟಿಯ ಪರಮ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ತಾನು ಎಂದೆಂದೂ ಅವನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಿರುವಂತೆ ಅನುಗ್ರಹಿಸಬೇಕೆಂದು ಪ್ರತಿಯೊಬ್ಬನೂ ಪ್ರಭುವಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅದರಿಂದ ಭಗವಂತನ ಅನುಗ್ರಹದಿಂದ ಒಬ್ಬನು ಸೃಷ್ಟಿಯ ಪರಮ ಆಕರವನ್ನು ಅರ್ಥ ಮಾಡಿಕೊಳ್ಳಬಲ್ಲನು. ಸೃಷ್ಟಿಯ ಪರಮ ಮೂಲನಾದ ಪ್ರಭುವು ತನ್ನ ಭಕ್ತರಿಗೆ ಮಾತ್ರ ತೋರಿಸಿಕೊಳ್ಳುತ್ತಾನೆ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಪ್ರಭುವು ಅರ್ಜುನನಿಗೆ, ಪ್ರೀತಿಯ ಅರ್ಜುನ, ನೀನು ನನ್ನ ಭಕ್ತನಾದದ್ದರಿಂದ ಮತ್ತು ನನ್ನ ಆತ್ಮೀಯ ಗೆಳೆಯನಾದದ್ದರಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ನಿನಗೆ ತೋರಿಸಿಕೊಡುತ್ತೇನೆ ಎಂದು ಹೇಳುತ್ತಾನೆ. ಎಂದರೆ ಸೃಷ್ಟಿಯ ಪರಮ ಮೂಲನಾದ ದೇವೋತ್ತಮ ಪರಮ ಪುರುಷನನ್ನು ನಮ್ಮ ಪ್ರಯತ್ನ ಮಾತ್ರದಿಂದಲೇ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾವು ಭಕ್ತಿಪೂರ್ವಕ ಸೇವೆಯಿಂದ ಅವನನ್ನು ಸಂತೋಷಪಡಿಸಬೇಕು. ಆಗ ಅವನು ತನ್ನನ್ನು ನಮಗೆ ತೋರಿಸಿಕೊಳ್ಳುತ್ತಾನೆ. ಆಗ ನಾವು ಅವನನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಮಾನಸಿಕ ಊಹೆಗಳಿಂದಲೇ ಪರಮ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ಬೇರೆ ಬೇರೆ ಬಗೆಯ ತತ್ವಜ್ಞಾನಿಗಳಿದ್ದಾರೆ. ಅವರು ಸಾಮಾನ್ಯವಾಗಿ 6 ಬಗೆಯ ಮಾನಸಿಕ ಊಹೆಗಳನ್ನು ಮಾಡುವವರು. ಅವರಿಗೆ ಸದ್ದರ್ಶನ ಎಂದು ಹೆಸರು. ಈ ತತ್ವಜ್ಞಾನಿಗಳೆಲ್ಲ ನಿರಾಕಾರವಾದಿಗಳು. ಅವರನ್ನು ಮಾಯಾವಾದಿ ಎಂದು ಕರೆಯುತ್ತಾರೆ. ಅವರಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಅಭಿಪ್ರಾಯಗಳನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಕೆಲ ಕಾಲ ನಂತರ ರಾಜಿ ಮಾಡಿಕೊಂಡು ಎಲ್ಲ ಅಭಿಪ್ರಾಯಗಳು ಒಂದೇ ಗುರಿಗೆ ಕೊಂಡೊಯ್ಯುತ್ತವೆ. ಆದುದರಿಂದ ಎಲ್ಲ ಅಭಿಪ್ರಾಯಗಳು ನ್ಯಾಯಸಮ್ಮತ ಎಂದು ಹೇಳಿದ್ದಾರೆ. ಆದರೆ ವೇದಗಳ ಸಾಕಾರ ರೂಪಗಳ ಪ್ರಾರ್ಥನೆಯಂತೆ ಅವುಗಳಲ್ಲಿ ಯಾವುದೂ ನ್ಯಾಯಸಮ್ಮತವಲ್ಲ. ಏಕೆಂದರೆ ಅವರ ತಿಳಿವಳಿಕೆಯ ಪ್ರಕ್ರಿಯೆಯು ಈ ಅಶಾಶ್ವತ ಭೌತಿಕ ಪ್ರಪಂಚದಲ್ಲಿ ಸೃಷ್ಟಿಯಾದದ್ದು. ಅವರಲ್ಲಿ ಯಾರಿಗೂ ಈ ಮುಖ್ಯವಾದ ಅಂಶವು ಹೊಳೆದಿಲ್ಲ. ದೇವೋತ್ತಮ ಪರಮ ಪುರುಷನನ್ನು ಅಥವಾ ಪರಮಸತ್ಯವನ್ನು ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇನ್ನೊಂದು ವರ್ಗದ ತತ್ವಜ್ಞಾನಿಗಳಿಗೆ ಮೀಮಾಂಸಕರು ಎಂದು ಹೆಸರು. ಜೈಮಿನಿಯಂತಹ ಋಷಿಗಳು ಅವರ ಪ್ರತಿನಿಧಿಗಳು. ಪ್ರತಿಯೊಬ್ಬನೂ ಪುಣ್ಯ ಕಾರ್ಯಗಳಲ್ಲಿ ಅಥವಾ ತನಗೆ ನಿಯೋಜಿಸಿದ ಕರ್ತವ್ಯಗಳಲ್ಲಿ ನಿರತನಾಗಬೇಕು. ಇಂತಹ ಕರ್ಮಗಳು ಮನುಷ್ಯರನ್ನು ಅತ್ಯುನ್ನತ ಪರಿಪೂರ್ಣತೆಗೆ ಕೊಂಡೊಯ್ಯುತ್ತದೆ ಎಂದು ಅವರು ನಿರ್ಣಯಿಸಿದ್ದಾರೆ. ಆದರೆ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಇದನ್ನು ವಿರೋಧಿಸಿದೆ. ಪುಣ್ಯ ಕಾರ್ಯಗಳಿಂದ ಮನುಷ್ಯನು ಸ್ವರ್ಗಲೋಕಕ್ಕೆ ಏರಬಹುದು. ಆದರೆ ಅವನ ಪುಣ್ಯಕರ್ಮಗಳು ಕ್ಷಯಿಸುತ್ತಲೇ ಸ್ವರ್ಗದಲ್ಲಿನ ಹೆಚ್ಚಿನ ಭೌತಿಕ ಸುಖವನ್ನು ಬಿಟ್ಟು ಈ ಕೆಳಗಿನ ಲೋಕಗಳಿಗೆ ಬರಬೇಕಾಗುತ್ತದೆ. ಇಲ್ಲಿ ಆಯುಸ್ಸು ಕಡಿಮೆ ಮತ್ತು ಪ್ರಾಪಂಚಿಕ ಸುಖವು ಇನ್ನೂ ಕೆಳಮಟ್ಟದ್ದು ಎಂದು ಕೃಷ್ಣನು ಅಲ್ಲಿ ಹೇಳಿದ್ದಾನೆ. ಗೀತೆಯಲ್ಲಿ ಬಳಸಿರುವ ಶಬ್ದಗಳು ಇವು: ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಆದುದರಿಂದ ಪುಣ್ಯಕರ್ಮಗಳು ಮನುಷ್ಯನನ್ನು ಪೂರ್ಣ ಸತ್ಯಕ್ಕೆ ಕರೆದೊಯ್ಯುತ್ತವೆ ಎನ್ನುವ ಮೀಮಾಂಸ ಚಿಂತಕರ ನಿರ್ಣಯವು ಸರಿಯಲ್ಲ. ಪರಿಶುದ್ಧ ಭಕ್ತನಿಗೆ ಸಹಜವಾಗಿಯೇ ಪುಣ್ಯ ಕಾರ್ಯಗಳಲ್ಲಿ ಒಲವಿರುತ್ತದೆ. ಆದರೆ ಪುಣ್ಯ ಕಾರ್ಯಗಳಿಂದಲೇ ದೇವೋತ್ತಮ ಪರಮ ಪುರುಷನ ಕೃಪೆಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಪುಣ್ಯಕರ್ಮಗಳು ರಜಸ್ಸು ತಮಸ್ಸುಗಳಿಂದ ಬಂದ ಕೊಳೆಯನ್ನು ಹೋಗಲಾಡಿಸಬಹುದು. ಆದರೆ ಭಗವದ್ಗೀತೆ, ಶ್ರೀಮದ್ ಭಾಗವತ ಅಥವಾ ಅಂತಹ ಪವಿತ್ರ ಗ್ರಂಥಗಳಲ್ಲಿರುವ ದೇವೋತ್ತಮನ ದಿವ್ಯ ಸಂದೇಶವನ್ನು ಶ್ರವಣ ಮಾಡುವುದರಲ್ಲಿ ಸದಾ ನಿರತನಾಗಿರುವ ಭಕ್ತನು ಬೇರೆ ಪ್ರಯತ್ನವೇ ಇಲ್ಲದೆ ಇದನ್ನು ಸಾಧಿಸುತ್ತಾನೆ. ಸಾಕಷ್ಟು ಪುಣ್ಯಕರ್ಮಗಳನ್ನು ಮಾಡದಿದ್ದರೂ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಿರುವ ಮನುಷ್ಯನು ಆಧ್ಯಾತ್ಮಿಕ ಪರಿಪೂರ್ಣತೆಯ ಹಾದಿಯಲ್ಲಿ ಮುಂದುವರಿಯುತ್ತಾನೆ ಎಂದು ಭಾವಿಸಬಹುದು ಎಂದು ಭಗವದ್ಗೀತೆಯು ಹೇಳುತ್ತದೆ. ಪ್ರೀತಿ ಮತ್ತು ನಂಬಿಕೆಗಳಿಂದ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವವನಿಗೆ ದೇವೋತ್ತಮ ಪರಮ ಪುರುಷನು ಒಳಗಿನಿಂದಲೇ ಮಾರ್ಗದರ್ಶನ ಮಾಡುತ್ತಾನೆ ಎಂದೂ ಸಹ ಭಗವದ್ಗೀತೆಯು ಹೇಳುತ್ತದೆ. ಪರಮಾತ್ಮನಾಗಿ ಎಂದರೆ ಹೃದಯದಲ್ಲಿ ನೆಲೆಸಿರುವ ಆಧ್ಯಾತ್ಮಿಕ ಗುರುವಾಗಿ ಪ್ರಭುವೇ ಭಕ್ತನಿಗೆ ಅವನು ಭಗವದ್ಧಾಮಕ್ಕೆ ಹಿಂದಿರುಗಲು ನಿಖರವಾಗಿ ಮಾರ್ಗದರ್ಶನ ಮಾಡುತ್ತಾನೆ. ಮೀಮಾಂಸಕ ತತ್ವಜ್ಞಾನಿಗಳ ನಿರ್ಣಯವು ಮನುಷ್ಯನನ್ನು ನಿಜವಾದ ಅರಿವಿಗೆ ಕೊಂಡೊಯ್ಯಬಲ್ಲ ಸತ್ಯವಲ್ಲ. ಹೀಗೆಯೇ ಬ್ರಹ್ಮಾಂಡವನ್ನು ತಾವು ಸೃಷ್ಟಿಸಿದ ವೈಜ್ಞಾನಿಕ ವಿಧಾನಗಳಿಂದ ಅಧ್ಯಯನ ಮಾಡುವ ಸಾಂಖ್ಯ ತತ್ವಜ್ಞಾನಿಗಳು, ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಮತ್ತು ಭೌತಿಕ ವಿಜ್ಞಾನಿಗಳು ಇದ್ದಾರೆ. ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿ ಭಗವಂತನ ಪರಮಾಧಿಕಾರವನ್ನು ಅವರು ಅಂಗೀಕರಿಸುವುದಿಲ್ಲ. ಆದರೆ ಭಗವದ್ಗೀತೆಯು ಈ ಚಿಂತನೆಯನ್ನು ಒಪ್ಪುವುದಿಲ್ಲ. ಬ್ರಹ್ಮಾಂಡದ ಚಟುವಟಿಕೆಗಳ ಹಿಂದೆ ದೇವೋತ್ತಮ ಪರಮಪುರುಷನ ಮಾರ್ಗದರ್ಶನವಿದೆ ಎಂದು ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಸದ್ವಾ ಇದಂ ಅಗ್ರ ಆಸೀತ್ ಎಂದರೆ ಸೃಷ್ಟಿಯ ಮೂಲವು ಬ್ರಹ್ಮಾಂಡಕ್ಕೆ ಮುನ್ನವೇ ಇದ್ದಿತು ಎನ್ನುವ ವೈದಿಕ ಆದೇಶವು ಇದನ್ನು ಸಮರ್ಥಿಸುತ್ತದೆ. ಆದುದರಿಂದ ಭೌತಿಕ ಅಂಶಗಳು ಭೌತಿಕ ಸೃಷ್ಟಿಗೆ ಕಾರಣವಾಗಿರಲಾರವು. ಭೌತಿಕ ಅಂಶಗಳು ಭೌತಿಕ ಕಾರಣಗಳೆಂದು ಒಪ್ಪಿದರೂ ಕಟ್ಟಕಡೆಯ ಕಾರಣ ದೇವೋತ್ತಮ ಪರಮಪುರುಷ. ಆದುದರಿಂದ ಭಗವದ್ಗೀತೆಯು ಭೌತಿಕ ಪ್ರಕೃತಿಯು ಕೃಷ್ಣನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತದೆ ಎಂದು ಹೇಳುತ್ತದೆ. ನಾಸ್ತಿಕವಾದ ಮತ್ತು ಸಾಂಖ್ಯವಾದದ ನಿರ್ಣಯವು ಈ ಭೌತಿಕ ಜಗತ್ತಿನ ಪರಿಣಾಮಗಳು ಅಶಾಶ್ವತ ಅಥವಾ ಮಾಯೆ, ಆದುದರಿಂದ ಅದರ ಕಾರಣವೂ ಮಾಯೆ ಎನ್ನುವುದು. ಸಾಂಖ್ಯವಾದಿಗಳು ಶೂನ್ಯವಾದಿಗಳು. ಆದರೆ ವಾಸ್ತವಾಂಶವೆಂದರೆ ದೇವೋತ್ತಮ ಪರಮಪುರುಷನೇ ಮೂಲ ಕಾರಣನು. ಈ ಬ್ರಹ್ಮಾಂಡವು ಅವರ ಭೌತಿಕ ಶಕ್ತಿಯ ಅಲ್ಪಕಾಲದ ಅಭಿವ್ಯಕ್ತಿ. ಈ ಅಶಾಶ್ವತ ಅಭಿವ್ಯಕ್ತಿಯು ನಾಶವಾದಾಗ ಅದರ ಕಾರಣವಾದ ಆಧ್ಯಾತ್ಮಿಕ ಜಗತ್ತಿನ ಶಾಶ್ವತ ಅಸ್ತಿತ್ವವು ಮುಂದುವರಿಯುತ್ತದೆ. ಆದುದರಿಂದ ಆಧ್ಯಾತ್ಮಿಕ ಜಗತ್ತಿಗೆ ಸನಾತನ ಧಾಮ ಎಂದು ಹೆಸರು. ಆದುದರಿಂದ ಸಾಂಖ್ಯವಾದಿಗಳ ನಿರ್ಣಯವು ಸರಿಯಲ್ಲ. ಇನ್ನು ಗೌತಮ ಮತ್ತು ಕಣಾದರು ನಾಯಕರಾಗಿರುವ ತತ್ವಜ್ಞಾನಿಗಳ ಪಂಥವಿದೆ. ಅವರು ಭೌತಿಕ ಅಂಶಗಳ ಕಾರ್ಯಕಾರಣಗಳನ್ನು ಬಹುಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ದಾರೆ. ಸೃಷ್ಟಿಯ ಮೂಲ ಕಾರಣವು ಪರಮಾಣುಗಳು ಒಂದುಗೂಡುವುದೇ ಎನ್ನುವುದು ಅವರ ನಿರ್ಣಯ. ಗೌತಮ ಮತ್ತು ಕಣಾದರು ಪರಮಾಣುವಾದವನ್ನು ನಿರೂಪಿಸಿದರು. ಇಂದಿನ ಭೌತಿಕ ವಿಜ್ಞಾನಿಗಳು ಅವರ ಹೆಜ್ಜೆಯಲ್ಲಿಯೇ ನಡೆದಿದ್ದಾರೆ. ಆದರೆ ಈ ವಾದವನ್ನು ಸಮರ್ಥಿಸಲು ಸಾಧ್ಯವಿಲ್ಲ. ಏಕೆಂದರೆ ಜಡ ಪರಮಾಣುಗಳು ಪ್ರತಿಯೊಂದರ ಮೂಲ ಕಾರಣವಲ್ಲ. ಇದನ್ನು ಭಗವದ್ಗೀತೆಯೂ ಶ್ರೀಮದ್ ಭಾಗವತವೂ ವೇದಗಳೂ ದೃಢಪಡಿಸುತ್ತವೆ. ವೇದಗಳಲ್ಲಿ ಏಕೋ ನಾರಾಯಣ ಆಸೀತ್ ಎಂದರೆ ಸೃಷ್ಟಿಗೆ ಮೊದಲು ಇದ್ದದ್ದು ನಾರಾಯಣನು ಮಾತ್ರ ಎಂದು ಹೇಳಿದೆ ಭಾಗವತ. ಮತ್ತು ವೇದಾಂತ ಸೂತ್ರಗಳಾದರೂ ಮೂಲ ಕಾರಣವು ಇಂದ್ರಿಯ ಚೈತನ್ಯಯುಕ್ತವಾದದ್ದು ಮತ್ತು ಅದಕ್ಕೆ ನೇರವಾಗಿಯೂ ಪರೋಕ್ಷವಾಗಿಯೂ ಈ ಸೃಷ್ಟಿಯಲ್ಲಿ ಇರುವುದೆಲ್ಲದರ ಅರಿವಿರುತ್ತದೆ ಎಂದು ಹೇಳುತ್ತವೆ ಭಗವದ್ಗೀತೆಯಲ್ಲಿ. ಕೃಷ್ಣನು ಅಹಂ ಸರ್ವಸ್ಯ ಪ್ರಭವ ಎಂದರೆ ನಾನು ಪ್ರತಿಯೊಂದರ ಮೂಲ ಕಾರಣನು ಮತ್ತು ಮತ್ತಃ ಸರ್ವಂ ಪ್ರವರ್ತತೆ ಎಂದರೆ ಎಲ್ಲವೂ ನನ್ನಿಂದ ಅಸ್ತಿತ್ವವನ್ನು ಪಡೆಯುತ್ತವೆ ಎಂದು ಹೇಳಿದ್ದಾನೆ. ಆದುದರಿಂದ ಅಣುಗಳು ಭೌತಿಕ ಅಸ್ತಿತ್ವದ ಮೂಲ ಜೋಡಣೆಗಳಾಗಿರಬಹುದು. ಆದರೆ ಈ ಪರಮಾಣುಗಳನ್ನು ದೇವೋತ್ತಮ ಪರಮಪುರುಷನು ಸೃಷ್ಟಿಸಿದ್ದಾನೆ. ಆದುದರಿಂದ ಗೌತಮ ಮತ್ತು ಕಣಾದರ ವಾದವನ್ನು ಸಮರ್ಥಿಸಲು ಸಾಧ್ಯವಿಲ್ಲ. ಹೀಗೆಯೇ ಮೊದಲು ಅಷ್ಟಾವಕ್ರನ ನಾಯಕತ್ವದ ಅನಂತರ ಶಂಕರಾಚಾರ್ಯರ ನಾಯಕತ್ವದ ನಿರಾಕಾರವಾದಿಗಳು ನಿರಾಕಾರ ಬ್ರಹ್ಮಜ್ಯೋತಿಯು ಎಲ್ಲದರ ಕಾರಣ ಎಂದು ಒಪ್ಪುತ್ತಾರೆ. ಈ ವಾದದ ಪ್ರಕಾರ ಭೌತಿಕ ಅಭಿವ್ಯಕ್ತಿಯು ಅಲ್ಪಕಾಲದ್ದು ಮತ್ತು ಮಿಥ್ಯಾ. ಆದರೆ ನಿರಾಕಾರ ಬ್ರಹ್ಮಜ್ಯೋತಿಯು ಸತ್ಯ. ಆದರೆ ಈ ವಾದವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಬ್ರಹ್ಮಜ್ಯೋತಿಗೆ ತಾನು ಆಧಾರ ಎಂದು ಪ್ರಭುವೇ ಭಗವದ್ಗೀತೆಯನ್ನು ಹೇಳುತ್ತಾನೆ. ಬ್ರಹ್ಮಜ್ಯೋತಿಯು ಕೃಷ್ಣನ ದೇಹದ ಕಿರಣಗಳು ಎಂದು ಬ್ರಹ್ಮಸೂತ್ರದಲ್ಲಿ ದೃಢಪಡಿಸಿದೆ. ಹೀಗಿರುವಾಗ ನಿರಾಕಾರ ಬ್ರಹ್ಮನು ಬ್ರಹ್ಮಾಂಡದ ಮೂಲ ಕಾರಣನಾಗುವುದಕ್ಕೆ ಸಾಧ್ಯವಿಲ್ಲ. ಮೂಲ ಕಾರಣವು ಸರ್ವ ಪರಿಪೂರ್ಣನಾಗಿರುವ ಇಂದ್ರಿಯ ಗ್ರಹಣ ಶಕ್ತಿ ಇರುವ ದೇವೋತ್ತಮ ಪರಮಪುರುಷ ಗೋವಿಂದ. ನಿರಾಕಾರವಾದಿಗಳ ಅತ್ಯಂತ ಅಪಾಯಕರವಾದವೆಂದರೆ ದೇವರು ಅವತಾರವನ್ನು ತಳೆದು ಬಂದಾಗ ಭೌತಿಕ ಪ್ರಕೃತಿಯ ಗುಣತ್ರಯಗಳು ಸೃಷ್ಟಿಸಿದ ಭೌತಿಕ ದೇಹವನ್ನು ಅವನು ಸ್ವೀಕರಿಸುತ್ತಾನೆ ಎನ್ನುವುದು. ಮಾಯಾವಾದವು ಅತ್ಯಂತ ಹೇಸಿಗೆಯ ವಾದವೆಂದು ಚೈತನ್ಯ ಮಹಾಪ್ರಭುಗಳು ಖಂಡಿಸಿದ್ದಾರೆ. ದೇವೋತ್ತಮ ಪರಮಪುರುಷನ ದಿವ್ಯ ದೇಹವು ಈ ಭೌತಿಕ ಪ್ರಕೃತಿಯಿಂದ ಆದದ್ದು ಎಂದು ಒಪ್ಪಿಕೊಳ್ಳುವ ಯಾರೇ ಆಗಲಿ ವಿಷ್ಣುವಿನ ಚರಣಕಮಲಗಳಲ್ಲಿ ಅತ್ಯಂತ ಘೋರವಾದ ಅಪರಾಧವನ್ನು ಮಾಡುತ್ತಾನೆ ಎಂದು ಹೇಳುತ್ತಾರೆ. ದೇವೋತ್ತಮ ಪರಮಪುರುಷನು ಮಾನವ ರೂಪದಲ್ಲಿ ಅವತರಿಸಿ ಬಂದಾಗ ಮೂರ್ಖರು ಮತ್ತು ನೀಚರು ಮಾತ್ರ ಅವನಿಗೆ ಅಪಮಾನ ಮಾಡುತ್ತಾರೆ ಎಂದು ಭಗವದ್ಗೀತೆಯು ಹೇಳುತ್ತದೆ. ಕೃಷ್ಣ, ರಾಮ ಮತ್ತು ಚೈತನ್ಯರು ಮಾನವ ಸಮುದಾಯದಲ್ಲಿ ಮಾನವರಂತೆ ನಡೆದುಕೊಳ್ಳುತ್ತಾರೆ. ವೇದಗಳ ಸಾಕಾರ ರೂಪಗಳು ನಿರಾಕಾರ ಕಲ್ಪನೆಯನ್ನು ತೀರ ತೀವ್ರವಾದ ತಪ್ಪು ನಿರೂಪಣೆ ಎಂದು ಅಲ್ಲಗಳೆಯುತ್ತವೆ. ಬ್ರಹ್ಮ ಸಂಹಿತೆಯಲ್ಲಿ ದೇವೋತ್ತಮ ಪರಮಪುರುಷನ ದೇಹವನ್ನು ಆನಂದ ಚಿನ್ಮಯರಸ ಎಂದು ವರ್ಣಿಸಿದೆ. ದೇವೋತ್ತಮ ಪರಮಪುರುಷನಿಗಿರುವುದು ಆಧ್ಯಾತ್ಮಿಕ ಶರೀರ, ಭೌತಿಕ ಶರೀರವಲ್ಲ. ಅವನು ಸರ್ವಶಕ್ತ. ಭೌತಿಕ ದೇಹದ ಅಂಗಾಂಗಗಳು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡಬಲ್ಲದು. ಉದಾಹರಣೆಗೆ ಕೈಗಳು ಹಿಡಿದುಕೊಳ್ಳುತ್ತವೆ, ಆದರೆ ಅವು ನೋಡಲಾರವು, ಕೇಳಲಾರವು. ದೇವೋತ್ತಮ ಪರಮಪುರುಷನ ದೇಹವು ಆನಂದ ಚಿನ್ಮಯ ರಸ ಅಥವಾ ಸಚ್ಚಿದಾನಂದ ವಿಗ್ರಹವಾದದ್ದರಿಂದ ಅವನು ತನ್ನ ದೇಹದ ಯಾವುದೇ ಅಂಗಾಂಗದಿಂದ ಏನನ್ನಾದರೂ ಸವಿಯಬಲ್ಲ ಅಥವಾ ಮಾಡಬಲ್ಲ. ಪ್ರಭುವಿನ ಆಧ್ಯಾತ್ಮಿಕ ಶರೀರವನ್ನು ಭೌತಿಕ ಎಂದು ಒಪ್ಪುವುದಕ್ಕೆ ಕಾರಣ ದೇವೋತ್ತಮ ಪರಮಪುರುಷನು ಬದ್ಧಾತ್ಮಕ್ಕೆ ಸಮ ಎಂದು ಕಾಣುವ ಪ್ರವೃತ್ತಿ. ಬದ್ಧಾತ್ಮಕ್ಕೆ ಭೌತಿಕ ದೇಹವಿರುತ್ತದೆ, ಆದುದರಿಂದ ದೇವರಿಗೂ ಭೌತಿಕ ದೇಹವಿದ್ದರೆ ದೇವೋತ್ತಮ ಪರಮಪುರುಷನು ಹಾಗೂ ಜೀವಿಗಳು ಒಂದೇ ಎನ್ನುವ ನಿರಾಕಾರವಾದವನ್ನು ಬಹು ಸುಲಭವಾಗಿ ಪ್ರಚಾರ ಮಾಡಬಹುದು. ದೇವೋತ್ತಮ ಪರಮಪುರುಷನು ಆಗಮಿಸಿದಾಗ ಅವನು ವಿವಿಧ ಲೀಲೆಗಳನ್ನು ತೋರುತ್ತಾನೆ. ಆದರೂ ತಾಯಿ ಯಶೋದೆಯ ತೊಡೆಯಲ್ಲಿ ಮಲಗಿರುವಾಗಿನ ಅವನ ಶಿಶುದೇಹಕ್ಕೂ ರಾಕ್ಷಸರೊಡನೆ ಹೋರಾಡುವಾಗ ಅವನ ಬೆಳೆದಿದೆ ಎಂದೆನಿಸಿಕೊಳ್ಳುವ ದೇಹಕ್ಕೂ ವ್ಯತ್ಯಾಸವಿಲ್ಲ. ಅವನ ಬಾಲ್ಯದ ಶರೀರದಲ್ಲಿಯೇ ಅವನು ಪೂತನಿ, ತೃಣಾವರ್ತ, ಅಘಾಸುರ ಮೊದಲಾದ ರಾಕ್ಷಸರೊಡನೆ ಹೋರಾಡಿದಾಗ ಅವನಿಗೆ ಯೌವನದಲ್ಲಿ ದಂತವಕ್ರ, ಶಿಶುಪಾಲ ಮತ್ತು ಇತರರೊಂದಿಗೆ ಹೋರಾಡಿದಾಗ ಇದ್ದಷ್ಟೇ ಶಕ್ತಿಯು ಇದ್ದಿತು. ಭೌತಿಕ ಜೀವನದಲ್ಲಿ ಬದ್ಧಾತ್ಮನು ತನ್ನ ದೇಹವನ್ನು ಬದಲಾಯಿಸುತ್ತಲೇ ತನ್ನ ಹಿಂದಿನ ದೇಹದ ವಿಷಯವನ್ನೆಲ್ಲ ಮರೆತು ಬಿಡುತ್ತಾನೆ. ಆದರೆ ಕೃಷ್ಣನಿಗೆ ಸಚ್ಚಿದಾನಂದ ದೇಹವಿರುವುದರಿಂದ ಲಕ್ಷಾಂತರ ವರ್ಷಗಳ ಹಿಂದೆ ಭಗವದ್ಗೀತೆಯನ್ನು ಸೂರ್ಯದೇವನಿಗೆ ಉಪದೇಶ ಮಾಡಿದುದನ್ನು ಅವನು ಮರೆಯಲಿಲ್ಲ ಎಂದು ಭಗವದ್ಗೀತೆಯಿಂದ ತಿಳಿಯುತ್ತದೆ. ಭಗವಂತನು ಭೌತಿಕ ಮತ್ತು ಆಧ್ಯಾತ್ಮಿಕ ಅಸ್ತಿತ್ವಗಳೆರಡನ್ನೂ ಮೀರಿದವನಾದ್ದರಿಂದ ಅವನನ್ನು ಪುರುಷೋತ್ತಮ ಎಂದು ಕರೆಯುತ್ತಾರೆ. ಅವನು ಎಲ್ಲ ಕಾರಣಗಳ ಕಾರಣನು ಎಂದಾಗ ಅವನು ಆಧ್ಯಾತ್ಮಿಕ ಜಗತ್ತಿನ ಕಾರಣನು, ಭೌತಿಕ ಜಗತ್ತಿಗೂ ಕಾರಣನು ಎಂದು ಅರ್ಥ. ದೇವೋತ್ತಮ ಪರಮಪುರುಷನು ಸರ್ವಶಕ್ತ ಮತ್ತು ಸರ್ವಾಂತರ್ಯಾಮಿ. ಭೌತಿಕ ದೇಹವು ಸರ್ವಾಂತರ್ಯಾಮಿಯಾಗಿ ಆಗಲಿ ಸರ್ವಶಕ್ತನಾಗಿ ಆಗಲಿ ಇರಲು ಸಾಧ್ಯವಿಲ್ಲವಾದುದರಿಂದ ಪ್ರಭುವಿನ ದೇಹವು ನಿಶ್ಚಯವಾಗಿಯೂ ಭೌತಿಕವಲ್ಲ. ದೇವೋತ್ತಮ ಪುರುಷನು ಭೌತಿಕ ದೇಹವನ್ನು ಧರಿಸಿ ಈ ಭೌತಿಕ ಪ್ರಪಂಚಕ್ಕೆ ಬರುತ್ತಾನೆ ಎನ್ನುವ ಮಾಯಾವಾದಕ್ಕೆ ಯಾವುದೇ ಸಮರ್ಥನೆಯೂ ಇಲ್ಲ. ಭೌತಿಕ ತತ್ವಜ್ಞಾನಿಗಳ ಎಲ್ಲ ವಾದಗಳು ಕನಸಿನಲ್ಲಿಯ ನಿರ್ಣಯಗಳಂತೆ ಅಲ್ಪಕಾಲದ ಮಾಯಾ ಅಸ್ತಿತ್ವದಿಂದ ಮೂಡಿದವು ಎಂದು ನಾವು ನಿರ್ಣಯಿಸಬಹುದು. ಇಂತಹ ನಿರ್ಣಯಗಳಿಂದ ನಾವು ಪೂರ್ಣ ಸತ್ಯವನ್ನು ಖಂಡಿತವಾಗಿಯೂ ಮುಟ್ಟಲಾರೆವು. ಪೂರ್ಣ ಸತ್ಯವನ್ನು ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರವೇ ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯ. ಭಗವದ್ಗೀತೆಯಲ್ಲಿ ಪ್ರಭುವು ಹೇಳುವಂತೆ ಭಕ್ತ್ಯಾ ಮಾಮಭಿಜಾನಾತಿ, ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರವೇ ನನ್ನನ್ನು ಅರಿಯಲು ಸಾಧ್ಯ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಲ ಶ್ರೀಧರ ಸ್ವಾಮಿಗಳು ಒಂದು ಒಳ್ಳೆಯ ಕವನವನ್ನು ರಚಿಸಿದ್ದಾರೆ. ಅದರಲ್ಲಿ ಹೀಗೆ ಹೇಳಿದೆ: ಪ್ರಿಯ ಪ್ರಭು, ಇತರರು ತಮ್ಮ ತತ್ವಶಾಸ್ತ್ರದ ಊಹೆಗಳನ್ನು ಕುರಿತು ವಿವರಿಸುತ್ತಾ ಮಿಥ್ಯವಾದದಲ್ಲಿ ಮತ್ತು ಒಣ ಊಹೆಯಲ್ಲಿ ತೊಡಗಿರಲಿ. ಅವರಿಗೆ ದೇವೋತ್ತಮ ಪರಮಪುರುಷನ ಅರಿವಿಲ್ಲದಿದ್ದರೂ ಅವರು ಮಹಾನ್ ಪಂಡಿತರಂತೆ ಸುಳ್ಳು ಸಂತೋಷವನ್ನು ಸವಿಯುತ್ತಾ ಅಜ್ಞಾನ ಮತ್ತು ಮಾಯೆಗಳ ಅಂಧಕಾರದಲ್ಲಿ ಅಲೆದಾಡುತ್ತಿರಲಿ. ನನ್ನ ಮಟ್ಟಿಗೆ ಹೇಳುವುದಾದರೆ ಮಾಧವ, ವಾಮನ, ತ್ರಿನಯನ, ಸಂಕರ್ಷಣ, ಶ್ರೀಪತಿ ಮತ್ತು ಗೋವಿಂದ ಸರ್ವಸುಂದರನಾದ ದೇವೋತ್ತಮ ಪರಮಪುರುಷನ ಪವಿತ್ರ ನಾಮ ಸಂಕೀರ್ತನೆ ಎಂದಷ್ಟೇ ಮುಕ್ತಿಯನ್ನು ಪಡೆಯಲು ಬಯಸುತ್ತೇನೆ. ಅವನ ದಿವ್ಯನಾಮಗಳ ಸಂಕೀರ್ತನೆಯಿಂದಲೇ ನನಗೆ ಈ ಭೌತಿಕ ಅಸ್ತಿತ್ವದ ಮೈಲಿಗೆಯಿಂದ ಬಿಡುಗಡೆ ದೊರೆಯಲಿ. ಹೀಗೆ ವೇದಗಳ ಸಾಕಾರ ರೂಪಗಳು ಈ ರೀತಿ ಹೇಳಿದವು. ಪ್ರಿಯ ಪ್ರಭು, ನಿನ್ನ ಕೃಪೆಯಿಂದ ಮಾತ್ರವೇ ಜೀವಿಯು ನಿನ್ನ ಮಹೋನ್ನತ ದಿವ್ಯ ಸ್ಥಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ತತ್ವದ ಜ್ಞಾನಿಗಳು ಎನಿಸಿಕೊಂಡವರ ಅಥವಾ ಮಾನಸಿಕ ಊಹಾಪೋಹಗಳಲ್ಲಿ ತೊಡಗುವವರ ಬೇರೆ ಬೇರೆ ಅನಿಸಿಕೆಗಳು ಬೇಕೆನ್ನಿಸುವುದಿಲ್ಲ. ಇದು ಗೌತಮ, ಕಣಾದ, ಪತಂಜಲಿ ಮತ್ತು ಕಪಿಲ ನಿರೀಶ್ವರರ ಊಹಾಪೋಹದ ಅನಿಸಿಕೆಗಳಿಗೆ ಸಂಬಂಧಿಸಿದ್ದು. ವಾಸ್ತವವಾಗಿ ಕಪಿಲರು ಇಬ್ಬರು. ಒಬ್ಬನು ಕರ್ದಮ ಮುನಿಯ ಮಗ, ಅವನು ದೇವರ ಅವತಾರ. ಇನ್ನೊಬ್ಬನು ಆಧುನಿಕ ಯುಗದ ನಾಸ್ತಿಕ. ಸ್ವಯಂಭುವ ಮನುವಿನ ಕಾಲದಲ್ಲಿ ದೇವೋತ್ತಮ ಪರಮಪುರುಷನು ಕರ್ದಮ ಮುನಿಯ ಮಗನಾಗಿ ಕಾಣಿಸಿಕೊಂಡನು. ಇವನೇ ನಾಸ್ತಿಕ ಕಪಿಲನು ಎಂದು ಹಲವೊಮ್ಮೆ ತಪ್ಪಾಗಿ ಹೇಳುವುದುಂಟು. ದೇವಪುರುಷನ ಅವತಾರನಾದ ಕಪಿಲನು ಬಹು ಪ್ರಾಚೀನ ಕಾಲದಲ್ಲಿ ಕಾಣಿಸಿಕೊಂಡನು. ಆಧುನಿಕ ಯುಗವು ವೈವಸ್ವತ ಮನುವಿನ ಯುಗ. ಆದರೆ ಆ ಕಪಿಲನು ಕಾಣಿಸಿಕೊಂಡದು ಸ್ವಯಂಭುವ ಮನುವಿನ ಕಾಲದಲ್ಲಿ. ಮಾಯಾವಾದಿ ಸಿದ್ಧಾಂತದಂತೆ ಅಭಿವ್ಯಕ್ತಿ ಪಡೆದ ಈ ಜಗತ್ತು ಅಥವಾ ಭೌತಿಕ ಜಗತ್ತು ಮಿಥ್ಯಾ ಅಥವಾ ಮಾಯೆ. ಅವರ ಉಪದೇಶದ ತತ್ವ ಬ್ರಹ್ಮಸತ್ಯ, ಜಗನ್ಮಿಥ್ಯಾ. ಅವರು ಹೇಳುವ ಪ್ರಕಾರ ಬ್ರಹ್ಮಜ್ಯೋತಿಯೊಂದೇ ಸತ್ಯ. ಬ್ರಹ್ಮಾಂಡವು ಮಾಯೆ ಅಥವಾ ಮಿಥ್ಯಾ. ಆದರೆ ವೈಷ್ಣವ ಸಿದ್ಧಾಂತದ ಪ್ರಕಾರ ಬ್ರಹ್ಮಾಂಡಕ್ಕೆ ದೇವೋತ್ತಮ ಪರಮಪುರುಷನೇ ಕಾರಣನು. ಭಗವದ್ಗೀತೆಯಲ್ಲಿ ಪ್ರಭುವು ತನ್ನ ಒಂದು ಸ್ವಾಂಶ ಭಾಗದಿಂದ ಈ ಭೌತಿಕ ಜಗತ್ತನ್ನು ಪ್ರವೇಶಿಸುತ್ತಾನೆ. ಸೃಷ್ಟಿಯು ಆಗುವುದು ಹೀಗೆ ಎಂದು ಹೇಳುತ್ತಾನೆ. ಈ ಅಸತ್ ಅಥವಾ ಅಲ್ಪಕಾಲದ ಬ್ರಹ್ಮಾಂಡವು ಪರಮಸತ್ಯದಿಂದ ಮಾಡಿದ್ದು ಎಂದು ವೇದಗಳು ತಿಳಿಸುತ್ತವೆ. ಎಲ್ಲವೂ ಪರಬ್ರಹ್ಮದಿಂದ ಮೂಡಿ ಬಂದಿದೆ ಎಂದು ವೇದಾಂತ ಸೂತ್ರವು ಹೇಳುತ್ತದೆ. ಆದುದರಿಂದ ವೈಷ್ಣವರು ಬ್ರಹ್ಮಾಂಡವು ಮಿಥ್ಯಾ ಎಂದು ಭಾವಿಸುವುದಿಲ್ಲ. ವೈಷ್ಣವ ತತ್ವಜ್ಞಾನಿಯು ಈ ಭೌತಿಕ ಜಗತ್ತಿನಲ್ಲಿರುವುದೆಲ್ಲವನ್ನೂ ಪರಮಪ್ರಭುವಿಗೆ ಸಂಬಂಧಿಸಿದಂತೆ ನೋಡುತ್ತಾನೆ. ಭೌತಿಕ ಜಗತ್ತಿನ ಈ ಕಲ್ಪನೆಯನ್ನು ಶ್ರೀ ರೂಪ ಗೋಸ್ವಾಮಿಯವರು ಬಹು ಚೆನ್ನಾಗಿ ವಿವರಿಸಿದ್ದಾರೆ. ಭೌತಿಕ ಜಗತ್ತೂ ಸಹ ಪರಮಪ್ರಭುವಿನ ಅಭಿವ್ಯಕ್ತಿ ಎನ್ನುವ ತಿಳುವಳಿಕೆಯಿಲ್ಲದೆ ಅದನ್ನು ಮಾಯೆ ಅಥವಾ ಮಿಥ್ಯಾ ಎಂದು ತ್ಯಜಿಸುವುದು ನಿಷ್ಪ್ರಯೋಜಕವಾದದ್ದು. ಆದರೆ ವೈಷ್ಣವರಿಗೆ ಈ ಜಗತ್ತಿನಲ್ಲಿ ಮೋಹವಿಲ್ಲ. ಏಕೆಂದರೆ ಅವರು ಸಾಮಾನ್ಯವಾಗಿ ಭೌತಿಕ ಜಗತ್ತನ್ನು ಇಂದ್ರಿಯ ತೃಪ್ತಿಯ ವಸ್ತುವನ್ನಾಗಿ ಕಾಣುತ್ತಾರೆ. ವೈಷ್ಣವರಿಗೆ ಇಂದ್ರಿಯ ತೃಪ್ತಿಯು ಬೇಕಿಲ್ಲ. ಆದುದರಿಂದ ಅವರಿಗೆ ಭೌತಿಕ ಆಗುಹೋಗುಗಳಲ್ಲಿ ಮೋಹವಿಲ್ಲ. ವೈಷ್ಣವನು ಈ ಭೌತಿಕ ಜಗತ್ತನ್ನು ವೈದಿಕ ಆದೇಶಗಳ ನಿಯಂತ್ರಕ ತತ್ವಗಳಿಗೆ ಅನುಗುಣವಾಗಿ ಸ್ವೀಕರಿಸುತ್ತಾನೆ. ದೇವೋತ್ತಮ ಪರಮಪುರುಷನು ಎಲ್ಲದರ ಮೂಲ ಕಾರಣನಾದ್ದರಿಂದ ವೈಷ್ಣವನು ಈ ಭೌತಿಕ ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ವಸ್ತುವನ್ನು ಕೃಷ್ಣನೊಡನೆ ಅದರ ಸಂಬಂಧದ ದೃಷ್ಟಿಯಿಂದ ಕಾಣುತ್ತಾನೆ. ಇಂತಹ ಪ್ರಬುದ್ಧ ಅರಿವಿನಿಂದ ಭೌತಿಕ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಆಧ್ಯಾತ್ಮಿಕತೆ ಬರುತ್ತದೆ. ಎಂದರೆ ಭೌತಿಕ ಜಗತ್ತಿನಲ್ಲಿರುವುದೆಲ್ಲ ಆಗಲೇ ಆಧ್ಯಾತ್ಮಿಕವಾಗಿದೆ. ಆದರೆ ನಮಗೆ ತಿಳಿವಳಿಕೆ ಇಲ್ಲದಿರುವುದರಿಂದ ಅದನ್ನು ಭೌತಿಕ ಎಂದು ಕಾಣುತ್ತೇವೆ. ವೇದಗಳ ಸಾಕಾರ ರೂಪಗಳು ಒಂದು ಉದಾಹರಣೆಯನ್ನು ಕೊಟ್ಟವು. ಬಂಗಾರವನ್ನು ಬಯಸುವವರು ಬಂಗಾರದ ಓಲೆಗಳು, ಬಂಗಾರದ ಬಳೆಗಳು ಅಥವಾ ಬಂಗಾರದಿಂದ ಮಾಡಿದ ಬೇರೆ ಏನನ್ನಾದರೂ ಅವೆಲ್ಲವೂ ಮೂಲ ಬಂಗಾರದಿಂದ ಭಿನ್ನ ಎಂದು ಯಾವುದೇ ವಸ್ತುವನ್ನು ತಿರಸ್ಕರಿಸುವುದಿಲ್ಲ. ಎಲ್ಲ ಜೀವಿಗಳು ಪರಮಪ್ರಭುವಿನ ವಿಭಿನ್ನ ಅಂಶಗಳು. ಗುಣದ ಮಟ್ಟಿಗೆ ಅವು ಒಂದೇ. ಆದರೆ ಬಂಗಾರದ ಒಂದೇ ಮೂಲದಿಂದ ಮಾಡಿದ ವಿವಿಧ ಆಭರಣಗಳಂತೆ ಜೀವಿಗಳು ಈಗ 84 ಲಕ್ಷ ಜೀವವರ್ಗಗಳಲ್ಲಿ ವಿವಿಧ ರೂಪಗಳನ್ನು ಪಡೆದಿವೆ. ಬಂಗಾರದಲ್ಲಿ ಆಸಕ್ತಿ ಇರುವವನು ವಿವಿಧ ರೂಪಗಳಲ್ಲಿರುವ ಬಂಗಾರದ ಆಭರಣಗಳನ್ನೆಲ್ಲ ಸ್ವೀಕರಿಸುವಂತೆ ಎಲ್ಲ ಜೀವಿಗಳು ಗುಣದಲ್ಲಿ ದೇವೋತ್ತಮ ಪರಮ ಪುರುಷನಂತೆಯೇ ಎಂದು ತಿಳಿದುಕೊಂಡ ವೈಷ್ಣವನು ಎಲ್ಲ ಜೀವಿಗಳನ್ನು ಭಗವಂತನ ನಿರಂತರ ಸೇವಕರೆಂದು ಸ್ವೀಕರಿಸುತ್ತಾನೆ. ತಪ್ಪುದಾರಿ ಹಿಡಿದ ಈ ಬದ್ಧ ಜೀವಿಗಳನ್ನು ಮತ್ತೆ ಸರಿಯಾದ ಹಾದಿಗೆ ತಂದು ದೇವೋತ್ತಮ ಪರಮಪುರುಷನ ಸೇವೆ ಮಾಡಲು ವೈಷ್ಣವನಿಗೆ ವಿಪುಲವಾದ ಅವಕಾಶವಿದೆ. ಅವನು ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಶಿಕ್ಷಣ ಕೊಟ್ಟು ಮತ್ತೆ ಭಗವದ್ಧಾಮಕ್ಕೆ ಕರೆದೊಯ್ಯಬಲ್ಲ. ವಾಸ್ತವಾಂಶವೆಂದರೆ ಭೌತಿಕ ಗುಣತ್ರಯಗಳು ಜೀವಿಗಳ ಮನಸ್ಸುಗಳನ್ನು ತಳಮಳಗೊಳಿಸುತ್ತವೆ. ಆದ್ದರಿಂದ ಜೀವಿಗಳು ಕನಸಿನಲ್ಲಿ ಎನ್ನುವಂತೆ ದೇಹದಿಂದ ದೇಹಕ್ಕೆ ಸಾಗುತ್ತವೆ. ಅವುಗಳ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆಗೆ ಮಾರ್ಪಡಿಸಿದಾಗ ಅವು ಕೂಡಲೇ ತಮ್ಮ ಹೃದಯಗಳಲ್ಲಿ ಕೃಷ್ಣನನ್ನು ಇರಿಸಿಕೊಳ್ಳುತ್ತವೆ. ಹೀಗೆ ಅವುಗಳ ಮುಕ್ತಿ ಮಾರ್ಗವು ಸ್ಪಷ್ಟವಾಗುತ್ತದೆ. ಎಲ್ಲ ವೇದಗಳಲ್ಲಿಯೂ ದೇವೋತ್ತಮ ಪರಮಪುರುಷನು ಹಾಗೂ ಜೀವಿಗಳು ಒಂದೇ ಗುಣದವರು, ಚೈತನ್ಯ ಅಥವಾ ಆಧ್ಯಾತ್ಮಿಕತೆ ಇರುವವರು ಎಂದು ಹೇಳಿದೆ. ಆಧ್ಯಾತ್ಮಿಕ ಜೀವಿಗಳಲ್ಲಿ ಎರಡು ವಿಧ, ಒಂದು ಜೀವ ಮತ್ತೊಂದು ಪರಮಪ್ರಭು ಎಂದು ಪದ್ಮಪುರಾಣದಲ್ಲಿ ದೃಢಪಟ್ಟಿದೆ. ಬ್ರಹ್ಮನಿಂದ ಪ್ರಾರಂಭಿಸಿ ಇರುವೆಯವರೆಗೆ ಎಲ್ಲ ಜೀವಿಗಳೂ ಜೀವರೇ. ಆದರೆ ಪ್ರಭುವು ಚತುರ್ಭುಜನಾದ ಪರಮವಿಷ್ಣು ಅಥವಾ ಜನಾರ್ದನ. ಆತ್ಮ ಎನ್ನುವ ಶಬ್ದವು ದೇವೋತ್ತಮ ಪರಮಪುರುಷನಿಗೆ ಮಾತ್ರ ಅನ್ವಯಿಸುತ್ತದೆ. ಆದರೆ ಎಲ್ಲ ಜೀವಿಗಳು ಅವನ ವಿಭಿನ್ನಾಂಶಗಳಾದದ್ದರಿಂದ ಕೆಲವೊಮ್ಮೆ ಅವುಗಳನ್ನು ಆತ್ಮ ಎಂದು ಕರೆಯುವುದುಂಟು. ಆದುದರಿಂದ ಜೀವಿಗಳಿಗೆ ಜೀವಾತ್ಮ ಎಂದು ಹೆಸರು, ಪರಮಪ್ರಭುವಿಗೆ ಪರಮಾತ್ಮ ಎಂದು ಹೆಸರು. ಪರಮಾತ್ಮನೂ ಜೀವಾತ್ಮರೂ ಈ ಭೌತಿಕ ಜಗತ್ತಿನಲ್ಲಿದ್ದಾರೆ. ಆದುದರಿಂದ ಈ ಭೌತಿಕ ಜಗತ್ತಿಗೆ ಇಂದ್ರಿಯ ತೃಪ್ತಿಯಲ್ಲದೆ ಬೇರೆ ಗುರಿಯುಂಟು. ಇಂದ್ರಿಯ ತೃಪ್ತಿಯ ಬಾಣಿನ ಕಲ್ಪನೆಯು ಮಾಯೆ. ಆದರೆ ಈ ಭೌತಿಕ ಜಗತ್ತಿನಲ್ಲಿಯೂ ಜೀವಾತ್ಮನು ಪರಮಾತ್ಮನಿಗೆ ಸೇವೆ ಮಾಡುವ ಕಲ್ಪನೆಯು ಮಾಯೆ ಅಲ್ಲವೇ ಅಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಈ ವಿಷಯವು ಚೆನ್ನಾಗಿ ತಿಳಿದಿರುತ್ತದೆ. ಆದುದರಿಂದ ಅವನು ಈ ಭೌತಿಕ ಜಗತ್ತು ಮಿಥ್ಯಾ ಎಂದು ಭಾವಿಸುವುದಿಲ್ಲ. ಆದರೆ ಭಕ್ತಿಪೂರ್ವಕ ಸೇವೆಯು ಸತ್ಯ ಎಂದೇ ಸೇವೆ ಮಾಡುತ್ತಾನೆ. ಆದುದರಿಂದ ಭಕ್ತನು ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಭಗವಂತನ ಸೇವೆಗೆ ಅವಕಾಶ ಎಂದೇ ಕಾಣುತ್ತಾನೆ. ಅವನು ಯಾವುದನ್ನೂ ಭೌತಿಕ ಎಂದು ತಿರಸ್ಕರಿಸುವುದಿಲ್ಲ. ಎಲ್ಲವನ್ನೂ ಪ್ರಭುವಿನ ಸೇವೆಗೆ ಸೇರಿಸುತ್ತಾನೆ. ಆದುದರಿಂದ ಭಕ್ತನು ಯಾವಾಗಲೂ ಅಲೌಕಿಕ ಸ್ಥಿತಿಯಲ್ಲಿರುತ್ತಾನೆ. ಅವನು ಏನನ್ನೇ ಬಳಸಲಿ ಪ್ರಭುವಿನ ಸೇವೆಯಲ್ಲಿ ಬಳಸುವುದರಿಂದ ಅದು ಆಧ್ಯಾತ್ಮಿಕವಾಗಿ ಪರಿಶುದ್ಧವಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಶ್ರೀಧರ ಸ್ವಾಮಿಗಳು ಒಂದು ಒಳ್ಳೆಯ ಪದ್ಯವನ್ನು ರಚಿಸಿದ್ದಾರೆ. ಕೆಲವರು ಈ ಭೌತಿಕ ಜಗತ್ತು ಮಿಥ್ಯಾ ಎಂದು ಭಾವಿಸುತ್ತಾರೆ. ಆದರೂ ಇದರಲ್ಲಿಯೂ ಸತ್ಯನಾಗಿ ಪ್ರಕಟವಾಗುವ ದೇವೋತ್ತಮ ಪರಮಪುರುಷನನ್ನು ನಾನು ಪೂಜಿಸುತ್ತೇನೆ. ಈ ಭೌತಿಕ ಜಗತ್ತು ಮಿಥ್ಯಾ ಎನ್ನುವ ಭಾವನೆಗೆ ತಿಳಿವಳಿಕೆ ಇಲ್ಲದಿರುವುದೇ ಕಾರಣ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಬುದ್ಧನಾದವನು ಪ್ರತಿಯೊಂದು ವಸ್ತುವಿನಲ್ಲಿಯೂ ದೇವೋತ್ತಮ ಪರಮಪುರುಷನನ್ನು ಕಾಣುತ್ತಾನೆ. ಇಲ್ಲಿದೆ ವೇದದ ಸರ್ವಂ ಖಲ್ವ ಇದಂ ಬ್ರಹ್ಮ, ಪ್ರತಿಯೊಂದೂ ಬ್ರಹ್ಮನೇ ಎನ್ನುವ ನುಡಿಯ ಸಾಕ್ಷಾತ್ಕಾರ. ವೇದಗಳ ಸಾಕಾರ ರೂಪಗಳು ಹೀಗೆ ಹೇಳಿದವು. ಪ್ರಿಯ ಪ್ರಭುವೇ, ಸಾಕಷ್ಟು ಬುದ್ಧಿ ಇಲ್ಲದೆ ಇರುವವರು ಆತ್ಮ ಸಾಕ್ಷಾತ್ಕಾರಕ್ಕೆ ಬೇರೆ ದಾರಿಗಳನ್ನು ಅನುಸರಿಸುತ್ತಾರೆ. ಆದರೆ ಮನುಷ್ಯನು ಪರಿಶುದ್ಧ ಭಕ್ತನಾಗದಿದ್ದರೆ ಭೌತಿಕ ಮೈಲಿಗೆಯಿಂದ ಪರಿಶುದ್ಧನಾಗುವುದಾಗಲಿ, ಜನನ ಮರಣಗಳ ಚಕ್ರವನ್ನು ನಿಲ್ಲಿಸುವುದಾಗಲಿ ಸಾಧ್ಯವಾಗುವುದಿಲ್ಲ. ಪ್ರಿಯ ಪ್ರಭುವೇ, ಎಲ್ಲಕ್ಕೂ ನಿನ್ನ ವಿವಿಧ ಸಾಮರ್ಥ್ಯಗಳೇ ಆಧಾರ. ಎಲ್ಲಕ್ಕೂ ಆಧಾರವು ನೀನು. ವೇದಗಳಲ್ಲಿ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ಎಂದು ಹೇಳಿದೆ. ಆದುದರಿಂದ ದೇವತೆಗಳು, ಮನುಷ್ಯರು ಮತ್ತು ಪ್ರಾಣಿಗಳು ಎಲ್ಲಕ್ಕೂ ಆಧಾರನು ನೀನೇ. ಪಾಲಿಸುವವನೂ ನೀನೇ. ಪ್ರತಿಯೊಬ್ಬನಿಗೂ ನೀನೇ ಆಧಾರ ಮತ್ತು ಪ್ರತಿಯೊಬ್ಬನ ಹೃದಯದಲ್ಲಿಯೂ ನೀನು ನೆಲೆಸಿದ್ದೀಯೇ. ಅಂದರೆ ಇಡೀ ಸೃಷ್ಟಿಗೆ ನೀನೇ ಬೇರು. ಆದುದರಿಂದ ಹೆಜ್ಜೆ ತಪ್ಪದೆ ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾದವರು ಸದಾ ನಿನ್ನನ್ನು ಪೂಜಿಸುವವರು. ಇಂತಹ ಭಕ್ತರು ವಿಶ್ವವೃಕ್ಷದ ಬೇರುಗಳಿಗೆ ನೀರೆರೆಯುವರು. ಆದುದರಿಂದ ಭಕ್ತಿಪೂರ್ವಕ ಸೇವೆಯಿಂದ ಮನುಷ್ಯನು ದೇವಪುರುಷನನ್ನು ಮಾತ್ರವಲ್ಲ, ಇತರ ಎಲ್ಲರನ್ನೂ ತಣಿಸುತ್ತಾನೆ. ಏಕೆಂದರೆ ಪ್ರತಿಯೊಬ್ಬನಿಗೂ ಆಧಾರ, ಪ್ರತಿಯೊಬ್ಬನ ಪಾಲಕ ಅವನೇ. ದೇವೋತ್ತಮ ಪರಮಪುರುಷನ ಸರ್ವವ್ಯಾಪಿ ಲಕ್ಷಣವನ್ನು ಭಕ್ತನು ಅರ್ಥ ಮಾಡಿಕೊಳ್ಳುವುದರಿಂದ ಅತ್ಯಂತ ಪ್ರಾಯೋಗಿಕ ದಾನಿ ಮತ್ತು ಪರೋಪಕಾರಿ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ನಿರತನಾಗಿರುವ ಇಂತಹ ಪರಿಶುದ್ಧ ಭಕ್ತರು ಜನನ ಮರಣಗಳ ಚಕ್ರವನ್ನು ಸುಲಭವಾಗಿ ಗೆಲ್ಲುತ್ತಾರೆ ಮತ್ತು ಸಾವಿನ ತಲೆಯ ಮೇಲೆಯೇ ಹಾರುತ್ತಾರೆ. ಭಕ್ತನಿಗೆ ಸಾವಿನ ವಿಷಯದಲ್ಲಿ ಅಥವಾ ದೇಹವನ್ನು ಬದಲಾಯಿಸುವ ವಿಷಯದಲ್ಲಿ ಭಯವಿಲ್ಲ. ಅವನ ಪ್ರಜ್ಞೆಯು ಕೃಷ್ಣ ಪ್ರಜ್ಞೆಯಾಗಿ ಮಾರ್ಪಾಡಾಗಿರುತ್ತದೆ. ಅವನು ಭಗವದ್ಧಾಮಕ್ಕೆ ಹಿಂದಿರುಗಿ ಹೋಗದಿದ್ದರೂ, ಇನ್ನೊಂದು ಭೌತಿಕ ದೇಹವನ್ನು ಪ್ರವೇಶಿಸಿದರೂ ಅವನಿಗೆ ಯಾವ ಭಯವೂ ಇಲ್ಲ. ಇದಕ್ಕೆ ಸ್ಪಷ್ಟವಾದ ಉದಾಹರಣೆ ಎಂದರೆ ಭರತ ಮಹಾರಾಜ. ಅವನ ಮರುಜನ್ಮದಲ್ಲಿ ಅವನು ಜಿಂಕೆಯಾದರೂ ಅದರ ಮುಂದಿನ ಜನ್ಮದಲ್ಲಿ ಎಲ್ಲ ಭೌತಿಕ ಕಶ್ಮಲದ ಸೋಂಕಿನಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿ ಭಗವಂತನ ರಾಜ್ಯಕ್ಕೆ ಏರಿ ಹೋದನು. ಆದುದರಿಂದ ಭಕ್ತನಿಗೆ ಸೋಲೆಂಬುದೇ ಇಲ್ಲ ಎಂದು ಭಗವದ್ಗೀತೆಯು ಹೇಳುತ್ತದೆ. ಆಧ್ಯಾತ್ಮಿಕ ರಾಜ್ಯಕ್ಕೆ, ಭಗವದ್ಧಾಮಕ್ಕೆ ಭಕ್ತನ ಹಾದಿಯು ಖಾತರಿಯಾಗಿದೆ. ಭಕ್ತನು ಒಂದು ಜನ್ಮದಲ್ಲಿ ತಪ್ಪು ಮಾಡಬಹುದು, ಆದರೆ ಅವನ ಕೃಷ್ಣ ಪ್ರಜ್ಞೆಯು ಮುಂದುವರಿಯುವುದರಿಂದ ಅದು ಅವನು ಮತ್ತೆ ಭಗವದ್ಧಾಮಕ್ಕೆ ಹೋಗುವವರೆಗೆ ಮೇಲೇರಿಸುತ್ತದೆ. ಭಕ್ತನು ತನ್ನ ವೈಯಕ್ತಿಕ ಬದುಕನ್ನು ಪವಿತ್ರಗೊಳಿಸಿಕೊಳ್ಳುವುದಷ್ಟೇ ಅಲ್ಲ, ಅವನ ಶಿಷ್ಯನಾದವನು ಸಹ ಕಡೆಗೆ ಪರಿಶುದ್ಧನಾಗಿ ಕಷ್ಟವಿಲ್ಲದೆ ಭಗವಂತನ ಜಗತ್ತನ್ನು ಪ್ರವೇಶಿಸಲು ಸಮರ್ಥನಾಗುತ್ತಾನೆ. ಪರಿಶುದ್ಧ ಭಕ್ತನು ಸುಲಭವಾಗಿ ಸಾವನ್ನು ಮೀರುವುದಷ್ಟೇ ಅಲ್ಲ, ಅವನ ಕೃಪೆಯಿಂದ ಅವನ ಹಿಂಬಾಲಕರೂ ಕಷ್ಟವಿಲ್ಲದೆ ಅದನ್ನು ಮಾಡಬಲ್ಲರು. ಭಕ್ತಿಪೂರ್ವಕ ಸೇವೆಯ ಶಕ್ತಿ ಎಷ್ಟೆಂದರೆ, ಪರಿಶುದ್ಧ ಭಕ್ತನು ಅಜ್ಞಾನ ಸಾಗರವನ್ನು ದಾಟಲು ತಾನು ಮಾಡುವ ದಿವ್ಯ ಉಪದೇಶದಿಂದ ಇನ್ನೊಬ್ಬನಿಗೂ ಚೈತನ್ಯವನ್ನು ನೀಡಬಲ್ಲ. ಪರಿಶುದ್ಧ ಭಕ್ತನು ತನ್ನ ಶಿಷ್ಯನಿಗೆ ಮಾಡುವ ಉಪದೇಶವೂ ಬಹು ಸರಳ. ಪರಿಶುದ್ಧ ಭಕ್ತನ ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಟ್ಟು ನಡೆಯಲು ಯಾರಿಗೂ ಕಷ್ಟವಾಗುವುದಿಲ್ಲ. ಬ್ರಹ್ಮ, ಶಿವ, ಕುಮಾರರು, ಮನು, ಕಪಿಲ, ಪ್ರಹ್ಲಾದ ಮಹಾರಾಜ, ಜನಕ ಮಹಾರಾಜ, ಶುಕಮುನಿಗಳು, ಯಮರಾಜ ಮೊದಲಾಗಿ ಗೌರವ ಪಡೆದ ಗುರು ಶಿಷ್ಯ ಪರಂಪರೆಯನ್ನು ಅನುಸರಿಸುವ ಯಾರಿಗೇ ಆಗಲಿ ಮುಕ್ತಿ ದ್ವಾರವು ತೆರೆದಿರುತ್ತದೆ. ಇದಕ್ಕೆ ಪ್ರತಿಯಾಗಿ ಭಕ್ತರಾಗಿರದೆ ಜ್ಞಾನ, ಯೋಗ ಮತ್ತು ಕರ್ಮಗಳಂತಹ ಆತ್ಮ ಸಾಕ್ಷಾತ್ಕಾರದ ಅನಿಶ್ಚಿತ ಮಾರ್ಗಗಳಲ್ಲಿ ನಡೆಯುವವರು ಇನ್ನೂ ಕಶ್ಮಲದ ಸೋಂಕಿರುವವರು ಎಂದು ಅರ್ಥ. ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಸಾಕಷ್ಟು ಮುಂದುವರೆದಿದ್ದಾರೆ ಎಂದು ಕಂಡರೂ ಹೀಗೆ ಕಲುಷಿತರಾದವರು ತಮ್ಮನ್ನು ಹಿಂಬಾಲಿಸುವ ಇತರರಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವುದಿರಲಿ, ತಾವೂ ಬಿಡುಗಡೆಯನ್ನು ಪಡೆಯಲಾರರು. ಭಕ್ತರಲ್ಲದ ಇಂತಹವರನ್ನು ಸರಪಳಿ ಕಟ್ಟಿದ ಪ್ರಾಣಿಗಳಿಗೆ ಹೋಲಿಸುತ್ತಾರೆ. ಏಕೆಂದರೆ ಒಂದು ನಿಶ್ಚಿತ ನಂಬುಗೆಯ ಮಿತವಾದ ವ್ಯಾಪ್ತಿಯಾಚೆ ಹೋಗುವ ಸ್ವಾತಂತ್ರ್ಯವು ಅವಕ್ಕಿಲ್ಲ. ಭಗವದ್ಗೀತೆಯು ಅವರನ್ನು ವೇದವಾದ ಎಂದು ಖಂಡಿಸುತ್ತದೆ. ಪ್ರಕೃತಿ ಗುಣತ್ರಯಗಳಾದ ಸತ್ವ, ರಜಸ್ಸು ಮತ್ತು ತಮಸ್ಸುಗಳಿಗೆ ವೇದಗಳು ಸಂಬಂಧಿಸಿವೆ ಎನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ಳಲಾರರು. ವೇದಗಳು ವಿಧಿಸುವ ಕರ್ತವ್ಯಗಳ ವ್ಯಾಪ್ತಿಯಾಚೆ ಮನುಷ್ಯನು ಹೋಗಬೇಕು, ಕೃಷ್ಣ ಪ್ರಜ್ಞೆಯನ್ನು ಭಕ್ತಿಪೂರ್ವಕ ಸೇವೆಯನ್ನು ಆರಿಸಿಕೊಳ್ಳಬೇಕು ಎಂದು ಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದನು. ಭಗವದ್ಗೀತೆಯಲ್ಲಿ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಎಂದು ಹೇಳಿದೆ. ಪ್ರೀತಿಯ ಅರ್ಜುನ, ವೇದ ವಿಧಿಗಳನ್ನು ಮೀರಲು ಪ್ರಯತ್ನಿಸು. ವೇದ ವಿಧಿಗಳ ಆಚರಣೆಯನ್ನು ಮೀರಿದ್ದು ಭಕ್ತಿಪೂರ್ವಕ ಸೇವೆ. ತನ್ನ ಪರಿಶುದ್ಧ ಸೇವೆಯಲ್ಲಿ ನಿರತರಾದವರು ಬ್ರಹ್ಮನಲ್ಲಿ ನೆಲೆಗೊಂಡವರು ಎಂದು ಭಗವದ್ಗೀತೆಯಲ್ಲಿ ಪ್ರಭುವು ಸ್ಪಷ್ಟವಾಗಿ ಹೇಳುತ್ತಾನೆ. ವಾಸ್ತವವಾಗಿ ಬ್ರಹ್ಮ ಸಾಕ್ಷಾತ್ಕಾರ ಎಂದರೆ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವುದು. ಭಕ್ತರು ನಿಜವಾದ ಬ್ರಹ್ಮಚಾರಿಗಳು, ಏಕೆಂದರೆ ಅವರ ಕಾರ್ಯಗಳು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಾಗಿರುತ್ತವೆ. ಆದುದರಿಂದ ಕೃಷ್ಣ ಪ್ರಜ್ಞೆಯ ಆಂದೋಲನ ಎಂದರೆ ಈ ಆಂದೋಲನವನ್ನು ಸೇರಿ ದೇವರನ್ನು ಪ್ರೀತಿಸುವುದು ಹೇಗೆ ಎಂದು ಕಲಿತುಕೊಂಡು ಅನಂತರ ಧರ್ಮಗ್ರಂಥಗಳ ಸಿದ್ಧ ಸೂತ್ರಗಳನ್ನು, ಔಪಚಾರಿಕ ವಿಧಿಗಳನ್ನೂ ಮೀರುವ ವಿಧಾನಗಳನ್ನು ಕಲಿಯುವಂತೆ ಎಲ್ಲ ಧರ್ಮಗಳ ಅನುಯಾಯಿಗಳಿಗೆ ಅಧಿಕಾರವಾಣಿಯಿಂದ ಕೊಟ್ಟ ಮಹಾನ್ ಕರೆ. ಸಿದ್ಧರೂಪದ ಮಾಮೂಲಿ ಧಾರ್ಮಿಕ ತತ್ವಗಳನ್ನು ದಾಟಲಾರದವನನ್ನು ಯಜಮಾನನು ಸರಪಳಿಯಿಂದ ಕಟ್ಟಿಹಾಕಿದ ಪ್ರಾಣಿಗೆ ಹೋಲಿಸುತ್ತಾರೆ. ಎಲ್ಲ ಧರ್ಮಗಳ ಗುರಿಯು ಭಗವಂತನನ್ನು ಅರ್ಥ ಮಾಡಿಕೊಂಡು ಮನುಷ್ಯನಲ್ಲಿ ಸುಪ್ತವಾಗಿರುವ ದೈವ ಪ್ರೇಮವನ್ನು ಬೆಳೆಸುವುದು. ಧರ್ಮದ ಸೂತ್ರಗಳಿಗೆ ಮತ್ತು ವಿಧಿಗಳಿಗೆ ಮನುಷ್ಯನು ಬದ್ಧನಾಗಿ ಭಗವತ್ ಪ್ರೇಮದ ಸ್ಥಿತಿಗೆ ತರದಿದ್ದರೆ ಅವನು ಸರಪಳಿಯಿಂದ ಬಂಧಿಸಿದ ಪ್ರಾಣಿ ಎಂದೇ ಪರಿಗಣಿಸಲ್ಪಡುತ್ತಾನೆ. ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿಲ್ಲದ ಮನುಷ್ಯನು ಭೌತಿಕ ಜೀವನದ ಕಲ್ಮಶದಿಂದ ಬಿಡುಗಡೆ ಹೊಂದಲು ಅರ್ಹನಲ್ಲ. ಶ್ರೀಧರ ಸ್ವಾಮಿಗಳು ಒಂದು ಸುಂದರ ಕವನದಲ್ಲಿ ಹೀಗೆ ಹೇಳುತ್ತಾರೆ: ಇತರರು ಕಠಿಣ ವ್ರತಗಳನ್ನು ಕೈಗೊಳ್ಳಲಿ, ಬೆಟ್ಟಗಳ ಮೇಲಿಂದ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳಲಿ, ಮುಕ್ತಿಗಾಗಿ ಪವಿತ್ರ ಸ್ಥಳಗಳಿಗೆ ಯಾತ್ರೆ ಹೋಗಲಿ, ಇಲ್ಲವೇ ತತ್ವಜ್ಞಾನ ಮತ್ತು ವೈದಿಕ ಸಾಹಿತ್ಯಗಳ ಅಧ್ಯಯನದಲ್ಲಿ ಮುಳುಗಿರಲಿ, ಯೋಗಿಗಳು ತಮ್ಮ ಧ್ಯಾನದ ಸೇವೆಯಲ್ಲಿ ಮಗ್ನರಾಗಿರಲಿ, ವಿವಿಧ ಪಂಥಗಳವರು ಯಾವುದು ಅತ್ಯುತ್ತಮ ಎನ್ನುವ ವ್ಯರ್ಥ ಚರ್ಚೆಯಲ್ಲಿ ತೊಡಗಿರಲಿ, ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ, ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಿಲ್ಲದಿದ್ದರೆ, ದೇವೋತ್ತಮ ಪರಮಪುರುಷನ ಕರುಣೆ ಇಲ್ಲವಾದರೆ ಮನುಷ್ಯನು ಅಜ್ಞಾನ ಸಾಗರವನ್ನು ದಾಟಲಾರ ಎನ್ನುವುದು ವಾಸ್ತವ. ಆದುದರಿಂದ ಜಾಣನಾದವನು ಎಲ್ಲ ಮಾಮೂಲಿ ಯೋಚನೆಗಳನ್ನು ಬಿಟ್ಟು ವಾಸ್ತವ ಮುಕ್ತಿಗಾಗಿ ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಸೇರುತ್ತಾನೆ. ಸಾಕಾರ ವೇದಗಳು ತಮ್ಮ ಪ್ರಾರ್ಥನೆಯನ್ನು ಮುಂದುವರಿಸಿದವು: ಪ್ರಿಯ ಪ್ರಭು, ವೇದಗಳು ನಿನ್ನ ನಿರಾಕಾರ ಸ್ವರೂಪವನ್ನು ವಿವರಿಸುತ್ತವೆ. ನಿನಗೆ ಕೈಗಳಿಲ್ಲದಿದ್ದರೂ ನಿನಗೆ ಅರ್ಪಿಸಿದ ಎಲ್ಲ ಆಹುತಿಗಳನ್ನು ಸ್ವೀಕರಿಸುತ್ತೀಯೇ? ನಿನಗೆ ಕಾಲುಗಳಿಲ್ಲ, ಆದರೆ ಬೇರೆಲ್ಲರಿಗಿಂತಲೂ ವೇಗವಾಗಿ ನೀನು ನಡೆಯಬಲ್ಲೆ. ನಿನಗೆ ಕಣ್ಣುಗಳಿಲ್ಲದಿದ್ದರೂ ಭೂತ, ವರ್ತಮಾನ ಮತ್ತು ಭವಿಷ್ಯಗಳ ಆಗು ಹೋಗುಗಳನ್ನೆಲ್ಲ ನೀನು ಕಾಣಬಲ್ಲೆ. ಕಿವಿಗಳಿಲ್ಲದಿದ್ದರೂ ಆಡಿದ ಮಾತುಗಳನ್ನೆಲ್ಲ ಕೇಳಬಲ್ಲೆ. ನಿನಗೆ ಮನಸ್ಸು ಎನ್ನುವುದು ಇಲ್ಲವಾದರೂ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳಲ್ಲಿ ಪ್ರತಿಯೊಬ್ಬರ ಪ್ರತಿಯೊಂದು ಕಾರ್ಯವನ್ನೂ ಬಲ್ಲೆ. ಇಷ್ಟಾದರೂ ನೀನು ಯಾರು ಎಂದು ಯಾರೂ ಅರಿಯರು. ನಿನಗೆ ಎಲ್ಲರೂ ಗೊತ್ತು, ನಿನ್ನನ್ನು ಯಾರೂ ಅರಿತಿಲ್ಲ. ಆದರೆ ನೀನು ಅತ್ಯಂತ ಪುರಾತನನು, ಪರಮಪುರುಷನು. ವೇದಗಳ ಇನ್ನೊಂದು ಭಾಗದಲ್ಲಿ ಹೀಗೆ ಹೇಳಿದೆ: ನೀನು ಮಾಡಬೇಕಾದದ್ದು ಏನೂ ಇಲ್ಲ. ನೀನು ಜ್ಞಾನದಲ್ಲಿ ಮತ್ತು ಶಕ್ತಿಯಲ್ಲಿ ಎಷ್ಟು ಪರಿಪೂರ್ಣ ಎಂದರೆ ನಿನ್ನ ಸಂಕಲ್ಪ ಮಾತ್ರದಿಂದಲೇ ಎಲ್ಲವೂ ರೂಪ ತಾಳುತ್ತದೆ. ನಿನಗೆ ಸಮಾನರಾದವರು, ನಿನ್ನನ್ನು ಮೀರಿಸಿದವರು ಯಾರೂ ಇಲ್ಲ. ಪ್ರತಿಯೊಬ್ಬರೂ ನಿನ್ನ ನಿರಂತರ ಸೇವಕರಂತೆ ನಡೆದುಕೊಳ್ಳುತ್ತಾರೆ. ಪರಾತ್ಪರಕ್ಕೆ ಕಾಲುಗಳಿಲ್ಲ, ಕೈಗಳಿಲ್ಲ, ಕಣ್ಣುಗಳಿಲ್ಲ, ಕಿವಿಗಳಿಲ್ಲ, ಮನಸ್ಸೂ ಇಲ್ಲ. ಆದರೂ ಅವನು ತನ್ನ ಶಕ್ತಿಯ ಮೂಲಕ ಕ್ರಿಯೆಯನ್ನು ಮಾಡಿ ಎಲ್ಲ ಜೀವಿಗಳ ಅಗತ್ಯಗಳನ್ನು ಪೂರೈಸಬಲ್ಲ ಎನ್ನುವುದನ್ನು ವೇದಗಳು ಹೀಗೆ ವರ್ಣಿಸುತ್ತವೆ: ಅವನು ಸರ್ವವ್ಯಾಪಿ. ಎಲ್ಲ ಜೀವಿಗಳ ಕೈಗಳು, ಕಾಲುಗಳು, ಕಿವಿಗಳು ಮತ್ತು ಕಣ್ಣುಗಳು ಜೀವಿಯ ಹೃದಯದಲ್ಲಿ ಪೀಠಸ್ಥನಾಗಿರುವ ಪರಮಾತ್ಮನ ಆದೇಶದಂತೆ ನಡೆದುಕೊಳ್ಳುತ್ತವೆ. ಪರಮಾತ್ಮನು ಇಲ್ಲದೇ ಹೋದರೆ ಕೈಕಾಲುಗಳು ಕೆಲಸ ಮಾಡಲಾರವು. ಆದರೆ ದೇವೋತ್ತಮ ಪರಮಪುರುಷನು ಎಷ್ಟು ಶ್ರೇಷ್ಠ, ಸ್ವತಂತ್ರ ಮತ್ತು ಪರಿಪೂರ್ಣ ಎಂದರೆ, ಕಣ್ಣುಗಳು ಮತ್ತು ಕೈಕಾಲುಗಳು ಇಲ್ಲದಿದ್ದರೂ ಅವನು ತನ್ನ ಕೆಲಸ ಕಾರ್ಯಗಳಿಗೆ ಇತರರನ್ನು ಅವಲಂಬಿಸಬೇಕಾಗಿಲ್ಲ. ಪ್ರತಿಯಾಗಿ ಇತರರು ತಮ್ಮ ಇಂದ್ರಿಯಗಳ ಚಟುವಟಿಕೆಗಳಿಗೆ ಅವನನ್ನು ಅವಲಂಬಿಸುತ್ತಾರೆ. ಪರಮಾತ್ಮನು ಜೀವನಿಗೆ ಪ್ರೇರಣೆಯನ್ನು ನೀಡಿ ಮಾರ್ಗದರ್ಶನವನ್ನು ಮಾಡದಿದ್ದರೆ ಜೀವಿಯು ಏನನ್ನೂ ಮಾಡಲಾರ. ವಾಸ್ತವಾಂಶವೆಂದರೆ ಕಟ್ಟಕಡೆಯದಾಗಿ ಪರಮಪುರುಷನೇ ಪರಮಸತ್ಯ. ಅವನು ವಿವಿಧ ಶಕ್ತಿಗಳ ಮೂಲಕ ಕಾರ್ಯ ಮಾಡುತ್ತಾನೆ. ಆದರೆ ಇದನ್ನು ಪ್ರಾಪಂಚಿಕವಾದಿಗಳು ಕಾಣಲಾರರು. ಹಾಗಾಗಿ ಅವನು ನಿರಾಕಾರಿ ಎಂದು ಪ್ರಾಪಂಚಿಕವಾದಿಗಳು ಒಪ್ಪಿಕೊಳ್ಳುತ್ತಾರೆ. ಉದಾಹರಣೆಗೆ, ಒಂದು ಹೂವಿನ ಚಿತ್ರದಲ್ಲಿ ವೈಯಕ್ತಿಕ ಕಲೆಗಾರಿಕೆಯನ್ನು ಕಾಣಬಹುದು. ಬಣ್ಣಗಳ ಹೊಂದಾಣಿಕೆ, ಆಕಾರ ಮೊದಲಾದವುಗಳಿಗೆ ಕಲೆಗಾರನ ಬಹುಸೂಕ್ಷ್ಮ ಗಮನವು ಅಗತ್ಯವಾಯಿತು ಎಂದು ಅರ್ಥ ಮಾಡಿಕೊಳ್ಳಬಹುದು. ಅರಳುವ ವಿವಿಧ ಹೂವುಗಳ ಚಿತ್ರದಲ್ಲಿ ಕಲಾವಿದನ ಕೆಲಸವು ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ಜಡ ಪ್ರಾಪಂಚಿಕವಾದಿಯು ನಿಸರ್ಗದಲ್ಲಿ ಅರಳುತ್ತಿರುವ ವಾಸ್ತವಿಕ ಪುಷ್ಪಗಳಂತಹ ಕಲಾತ್ಮಕ ಅಭಿವ್ಯಕ್ತಿಗಳಲ್ಲಿ ಭಗವಂತನ ಕೈಯನ್ನು ಗುರುತಿಸದೆ ಪರಾತ್ಪರವು ನಿರಾಕಾರ ಎಂದು ತೀರ್ಮಾನಿಸುತ್ತಾನೆ. ವಾಸ್ತವವಾಗಿ ಪರಾತ್ಪರನು ಸಾಕಾರನೇ, ಆದರೆ ಸ್ವತಂತ್ರನು. ಅವನೇ ಕೈಯಲ್ಲಿ ಕುಂಚವನ್ನು ಬಣ್ಣಗಳನ್ನು ಹಿಡಿದುಕೊಂಡು ಹೂವುಗಳಿಗೆ ಬಣ್ಣಗಳನ್ನು ಹಾಕುವ ಅಗತ್ಯವಿಲ್ಲ. ಆದರೆ ಅವನ ಶಕ್ತಿಗಳು ಎಷ್ಟು ಆಶ್ಚರ್ಯಕರವಾಗಿ ಕೆಲಸ ಮಾಡುತ್ತವೆಂದರೆ ಕಲಾವಿದನ ನೆರವಿಲ್ಲದೆಯೇ ಹೂವುಗಳು ಸೃಷ್ಟಿಯಾದಂತೆ ಭಾಸವಾಗುತ್ತದೆ. ಜಾಣರಾದವರು ಪರಮಸತ್ಯದ ನಿರಾಕಾರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುವುದು ಏಕೆಂದರೆ ಮನುಷ್ಯನು ಪ್ರಭುವಿನ ಸೇವೆಯಲ್ಲಿ ತೊಡಗಿಲ್ಲದಿದ್ದರೆ ಪರಮನು ಹೇಗೆ ಕಾರ್ಯನಿರ್ವಹಿಸುತ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾರ, ಅವನ ಹೆಸರನ್ನೂ ಅರಿಯಲಾರ. ಅವನ ಕಾರ್ಯಗಳ ಮತ್ತು ವೈಯಕ್ತಿಕ ಲಕ್ಷಣಗಳ ವಿಷಯವಾಗಿ ಭಕ್ತನಿಗೆ ಅರಿವಾಗುವುದೆಲ್ಲವೂ ಅವನ ಪ್ರೇಮಪೂರಿತ ಸೇವಾ ಮನೋಭಾವದ ಮೂಲಕ ಮಾತ್ರ. ಭಗವದ್ಗೀತೆಯಲ್ಲಿ ಭೋಕ್ತಾರಂ ಯಜ್ಞ ತಪಸಾಂ, ಎಲ್ಲ ಯಜ್ಞಗಳನ್ನು ಮತ್ತು ಎಲ್ಲ ತಪಸ್ಸುಗಳ ಫಲಗಳನ್ನು ಅನುಭವಿಸುವವನು ಪ್ರಭುವೇ ಎಂದು ಹೇಳಿದೆ. ಪ್ರಭುವು ಹೀಗೂ ಹೇಳುತ್ತಾನೆ, ಸರ್ವಲೋಕ ಮಹೇಶ್ವರಂ, ನಾನು ಎಲ್ಲ ಲೋಕಗಳ ನಾಯಕ. ದೇವೋತ್ತಮ ಪರಮಪುರುಷನ ಸ್ಥಾನ ಇಂತಹದು. ಅವನು ವೃಂದಾವನದಲ್ಲಿದ್ದು ತನ್ನ ನಿತ್ಯ ಸಂಗಾತಿಗಳಾದ ಗೋಪಿಯರ ಮತ್ತು ಗೋಪಬಾಲಕರ ಸಹವಾಸದಲ್ಲಿ ದಿವ್ಯಾನಂದವನ್ನು ಅನುಭವಿಸಿದರೂ ಅವನ ಶಕ್ತಿಗಳು ಅವನ ಮಾರ್ಗದರ್ಶನದಲ್ಲಿ ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ಕೆಲಸ ಮಾಡುತ್ತಿರುತ್ತವೆ. ಅವನ ನಿತ್ಯ ಲೀಲೆಗಳಿಗೆ ಅವು ಅಡ್ಡಿ ಮಾಡುವುದಿಲ್ಲ. ದೇವೋತ್ತಮ ಪರಮಪುರುಷನು ತನ್ನ ಶಕ್ತಿಗಳಿಂದ ಏಕಕಾಲದಲ್ಲಿ ನಿರಾಕಾರನಾಗಿಯೂ ವ್ಯಕ್ತಿಯಾಗಿಯೂ ಹೇಗೆ ಕೆಲಸ ಮಾಡುತ್ತಾನೆ ಎನ್ನುವುದನ್ನು ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಅವನು ಸರ್ವೋನ್ನತ ಚಕ್ರವರ್ತಿಯಂತೆ ಕೆಲಸ ಮಾಡುತ್ತಾನೆ. ಸಾವಿರಾರು ಮಂದಿ ರಾಜರುಗಳು ನಾಯಕರುಗಳು ಅವನ ಕೈ ಕೆಳಗೆ ಕೆಲಸ ಮಾಡುತ್ತಾರೆ. ದೇವೋತ್ತಮ ಪರಮಪುರುಷನು ಪರಮ ಸ್ವತಂತ್ರ ನಿಯಂತ್ರಕ ಪುರುಷನು. ಬ್ರಹ್ಮ ಶಿವ ಸ್ವರ್ಗದ ಅರಸನಾದ ಇಂದ್ರ ಚಂದ್ರಲೋಕದ ಮತ್ತು ಸೂರ್ಯಲೋಕದ ಅರಸರು ಸೇರಿದಂತೆ ಎಲ್ಲ ದೇವತೆಗಳು ಅವನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾರೆ. ಸೂರ್ಯನು ಬೆಳಗುವುದು, ವಾಯುವು ಬೀಸುವುದು, ಅಗ್ನಿಯು ಶಾಖವನ್ನು ಕೊಡುವುದು ಎಲ್ಲ ದೇವೋತ್ತಮ ಪರಮಪುರುಷನ ಭಯದಿಂದಲೇ ಎಂದು ವೇದಗಳು ಹೇಳಿವೆ. ಭೌತಿಕ ಪ್ರಕೃತಿಯು ಭೌತಿಕ ಜಗತ್ತಿನಲ್ಲಿ ವಿಧ ವಿಧವಾದ ಚರಾಚರ ವಸ್ತುಗಳನ್ನು ಸೃಷ್ಟಿಸುತ್ತಿದೆ. ಆದರೆ ಪರಮಪ್ರಭುವಿನ ನಿರ್ದೇಶನವಿಲ್ಲದೆ ಅವುಗಳಲ್ಲಿ ಯಾವುದೂ ಸ್ವತಂತ್ರವಾಗಿ ಕೆಲಸ ಮಾಡುವಂತಿಲ್ಲ, ಸೃಷ್ಟಿ ಮಾಡುವಂತಿಲ್ಲ. ಸಾಮಂತರಾಜರು ಚಕ್ರವರ್ತಿಗೆ ಕಪ್ಪವನ್ನು ಒಪ್ಪಿಸುವಂತೆ ಇವೆಲ್ಲವೂ ಅಧೀನವಾಗಿ ಕೆಲಸ ಮಾಡುತ್ತವೆ. ದೇವೋತ್ತಮ ಪರಮಪುರುಷನ ಪ್ರಸಾದವನ್ನು ತಿಂದೇ ಪ್ರತಿಯೊಂದು ಜೀವಿಯು ಬದುಕುತ್ತದೆ ಎಂದು ವೇದದ ಆದೇಶವು ತಿಳಿಸುತ್ತದೆ. ಮಹಾಯಜ್ಞಗಳಲ್ಲಿ ಯಜ್ಞದ ಪರಮದೇವನಾಗಿ ನಾರಾಯಣನು ಅಲ್ಲಿರಬೇಕು ಎಂಬ ನಿರ್ದೇಶನವಿದೆ. ಯಜ್ಞವು ಮುಗಿದ ನಂತರ ಪ್ರಸಾದವನ್ನು ದೇವತೆಗಳಿಗೆಲ್ಲ ಹಂಚಲಾಗುತ್ತದೆ. ಇದಕ್ಕೆ ಯಜ್ಞ ಭಾಗ ಎಂದು ಹೆಸರು. ಪ್ರತಿಯೊಬ್ಬ ದೇವತೆಗೂ ನಿರ್ದಿಷ್ಟ ಯಜ್ಞ ಭಾಗವಿದೆ. ಅವನು ಅದನ್ನು ಪ್ರಸಾದ ಎಂದು ಸ್ವೀಕರಿಸುತ್ತಾನೆ. ಇದರಿಂದ ತೋರುವುದೆಂದರೆ ದೇವತೆಗಳು ಸ್ವತಂತ್ರರಾಗಿ ಬಲಶಾಲಿಗಳಲ್ಲ. ದೇವೋತ್ತಮ ಪರಮಪುರುಷನ ಆಜ್ಞೆಯ ಪ್ರಕಾರ ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ನಿಯೋಜಿಸಿದೆ. ಅವರು ಯಜ್ಞದಲ್ಲಿ ಉಳಿದುದನ್ನು ಅಥವಾ ಪ್ರಸಾದವನ್ನು ಭಕ್ಷಿಸುತ್ತಾರೆ. ಅವನ ಯೋಜನೆಗೆ ಅನುಗುಣವಾಗಿ ಅವರು ದೇವೋತ್ತಮ ಪರಮಪುರುಷನ ಅಪ್ಪಣೆಯನ್ನು ಚಾಚೂ ತಪ್ಪದೆ ಕಾರ್ಯಗತ ಮಾಡುತ್ತಾರೆ. ದೇವೋತ್ತಮ ಪರಮಪುರುಷನು ಹಿನ್ನೆಲೆಯಲ್ಲಿದ್ದಾನೆ, ಇತರರು ಅವನ ಆಜ್ಞೆಗಳನ್ನು ನಡೆಸುತ್ತಾರೆ. ಅವನು ನಿರಾಕಾರ ಎಂದು ಕಾಣುತ್ತದೆ ಅಷ್ಟೇ. ಪರಮಪುರುಷನು ಭೌತಿಕ ಪ್ರಕೃತಿಯ ನಿರಾಕಾರ ಚಟುವಟಿಕೆಗಳನ್ನು ಹೇಗೆ ಮೀರಿದವನು ಎನ್ನುವುದನ್ನು ನಮ್ಮ ಜಡ ಭೌತಿಕ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಾರೆವು. ಆದುದರಿಂದಲೇ ಭಗವದ್ಗೀತೆಯಲ್ಲಿ ಪ್ರಭುವು ತನ್ನನ್ನು ಮೀರಿದುದು ಯಾವುದೂ ಇಲ್ಲ ಮತ್ತು ನಿರಾಕಾರ ಬ್ರಹ್ಮನು ತನ್ನ ಸ್ವಂತ ಪ್ರಭೆಯ ಒಂದು ರೂಪವಾಗಿ ತನ್ನ ಅಧೀನದಲ್ಲಿದ್ದಾನೆ ಎಂದು ವಿವರಿಸಿದ್ದಾನೆ. ಶ್ರೀಪಾದ ಶ್ರೀಧರ ಸ್ವಾಮಿಗಳು ಇದನ್ನು ಕುರಿತು ಒಂದು ಒಳ್ಳೆಯ ಕವನವನ್ನು ಬರೆದಿದ್ದಾರೆ. ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ದೇವೋತ್ತಮ ಪರಮಪುರುಷನಿಗೆ ಸಮರ್ಪಿಸುತ್ತೇನೆ. ಅವನಿಗೆ ಭೌತಿಕ ಇಂದ್ರಿಯಗಳಿಲ್ಲ, ಆದರೆ ಎಲ್ಲ ಭೌತಿಕ ಇಂದ್ರಿಯಗಳು ಅವನು ನಿರ್ದೇಶಿಸಿದಂತೆ ಅವನ ಸಂಕಲ್ಪದಿಂದ ಕಾರ್ಯಪ್ರವೃತ್ತವಾಗಿವೆ. ಅವನು ಎಲ್ಲ ಭೌತಿಕ ಇಂದ್ರಿಯಗಳ ಮತ್ತು ಅವಯವಗಳ ಪರಮಶಕ್ತಿ. ಅವನು ಸರ್ವಶಕ್ತನು, ಎಲ್ಲವನ್ನೂ ಮಾಡುವವನು ಅವನೇ. ಆದುದರಿಂದ ಎಲ್ಲರೂ ಅವನನ್ನು ಪೂಜಿಸಬೇಕು. ಆ ಪರಮಪುರುಷನಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ತಾನು ದೇವೋತ್ತಮ ಎಂದು ಕೃಷ್ಣನೇ ಭಗವದ್ಗೀತೆಯಲ್ಲಿ ಘೋಷಿಸಿದ್ದಾನೆ. ಪುರುಷ ಎಂದರೆ ಗಂಡಸು, ಉತ್ತಮ ಎಂದರೆ ಶ್ರೇಷ್ಠ ಅಥವಾ ವಿಷಯಾತೀತ ಎಂದರ್ಥ. ಭಗವದ್ಗೀತೆಯಲ್ಲಿ ಪ್ರಭುವು ತಾನು ಎಲ್ಲ ಜಡ ಮತ್ತು ಜೀವಂತ ವಸ್ತುಗಳನ್ನೂ ಮೀರಿದವನು, ಆದುದರಿಂದ ತನಗೆ ಪುರುಷೋತ್ತಮ ಎಂದು ಹೆಸರು ಎಂದು ಹೇಳಿದ್ದಾನೆ. ಇನ್ನೊಂದು ಸ್ಥಳದಲ್ಲಿ ಪ್ರಭುವು ವಾಯುವು ಎಲ್ಲವನ್ನೂ ಆವರಿಸಿರುವ ಆಕಾಶದಲ್ಲಿ ಇರುವಂತೆ ಪ್ರತಿಯೊಬ್ಬರೂ ತನ್ನಲ್ಲಿದ್ದಾರೆ ಮತ್ತು ತನ್ನ ಆಜ್ಞೆಯಂತೆ ಕೆಲಸ ಮಾಡುತ್ತಾರೆ ಎಂದು ಹೇಳಿದ್ದಾನೆ. ವೇದಗಳ ಸಾಕಾರ ರೂಪಗಳು ಮುಂದುವರೆದು ಹೀಗೆಂದವು: ಪ್ರಿಯ ಪ್ರಭುವೇ, ನೀನು ಯಾವ ಒಂದು ಜೀವಿಗೂ ಪಕ್ಷಪಾತವನ್ನು ತೋರಿಸದೆ ಎಲ್ಲರನ್ನೂ ಸಮನಾಗಿ ಕಾಣುತ್ತೀ. ನಿನ್ನ ವಿಭಿನ್ನಾಂಶಗಳಾಗಿ ಎಲ್ಲ ಜೀವಿಗಳು ವಿವಿಧ ಸ್ಥಿತಿಗಳಲ್ಲಿ ಸಂತೋಷ ಪಡುತ್ತಾರೆ ಅಥವಾ ದುಃಖ ಪಡುತ್ತಾರೆ. ಅವೆಲ್ಲವೂ ಬೆಂಕಿಯ ಉರಿಯಿಂದ ಹೊಮ್ಮುವ ಕಿಡಿಗಳಂತೆ, ಧಗಧಗಿಸಿ ಉರಿಯುವ ಜ್ವಾಲೆಯ ಸುತ್ತ ಕಿಡಿಗಳು ಕುಣಿದಾಡುವಂತೆ ನಿನ್ನನ್ನು ಆಧರಿಸಿ ಜೀವಿಗಳು ನರ್ತಿಸುತ್ತಿದ್ದಾರೆ. ಅವರಿಗೆ ಬೇಕಾದೆಲ್ಲವನ್ನೂ ನೀನು ಅವರಿಗೆ ನೀಡುತ್ತಿರುವೆ. ಆದರೂ ಜೀವಿಗಳ ಸುಖ ದುಃಖಗಳಿಗೆ ನೀನು ಹೊಣೆಗಾರನಲ್ಲ. ಜೀವಿಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಮರಗಳು, ಹಕ್ಕಿಗಳು, ಕ್ರಿಮಿಕೀಟಗಳು ಮತ್ತು ಜಲಚರಗಳು ಇತ್ಯಾದಿ ಎಲ್ಲರಿಗೂ ನೀನೇ ಆಧಾರ. ಎಲ್ಲರೂ ಸುಖವನ್ನು ಸಂತೋಷವನ್ನು ಅನುಭವಿಸುತ್ತಿದ್ದಾರೆ. ಜೀವಿಗಳಲ್ಲಿ ಎರಡು ವಿಧ: ಒಂದು ವರ್ಗ ನಿತ್ಯ ಮುಕ್ತರದು, ಇನ್ನೊಂದು ನಿತ್ಯಬದ್ಧರದು. ನಿತ್ಯ ಮುಕ್ತರು ಆಧ್ಯಾತ್ಮಿಕ ಜಗತ್ತಿನಲ್ಲಿರುವವರು, ನಿತ್ಯಬದ್ಧರು ಭೌತಿಕ ಜಗತ್ತಿನಲ್ಲಿರುತ್ತಾರೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜ್ವಲಿಸುವ ಉರಿಯಲ್ಲಿನ ಕಿಡಿಗಳಂತೆ ಜೀವಿಗಳು ತಮ್ಮ ಮೂಲ ಸ್ಥಿತಿಯಲ್ಲಿ ಪ್ರಕಟರಾಗಿರುತ್ತಾರೆ. ಆದರೆ ಭೌತಿಕ ಜಗತ್ತಿನಲ್ಲಿ ಪ್ರಭುವು ತನ್ನ ನಿರಾಕಾರ ಸ್ವರೂಪದಲ್ಲಿ ಸರ್ವಾಂತರ್ಯಾಮಿಯಾಗಿದ್ದರೂ ಕೆಲವೊಮ್ಮೆ ಕಿಡಿಗಳು ಜ್ವಲಿಸುವ ಉರಿಯಿಂದ ಬಿದ್ದು ತಮ್ಮ ಮೊದಲಿನ ಪ್ರಕಾಶವನ್ನು ಕಳೆದುಕೊಳ್ಳುವಂತೆ ಜೀವಿಗಳು ತಮ್ಮ ಕೃಷ್ಣ ಪ್ರಜ್ಞೆಯನ್ನು ಮರೆತು ಬಿಟ್ಟಿದ್ದಾನೆ. ಇಲ್ಲಿ ಬಡವರೂ ನಿರಪರಾಧಿಗಳೂ ಆದ ಜೀವಿಗಳಲ್ಲಿ ಕರುಣೆಯನ್ನು ತೋರಿಸುವ ಪರಿಶುದ್ಧ ಭಕ್ತನ ಪ್ರಸ್ತಾಪವಿದೆ. ಬದ್ಧಾತ್ಮಗಳ ಹೃದಯಗಳಲ್ಲಿ ಪರಿಶುದ್ಧ ಭಕ್ತನು ಕೃಷ್ಣ ಪ್ರಜ್ಞೆಯ ದೀಪವನ್ನು ಹತ್ತಿಸುತ್ತಾನೆ. ಹೀಗೆ ಆಧ್ಯಾತ್ಮಿಕ ಜಗತ್ತಿನ ಪ್ರಜ್ವಲಿಸುವ ಉರಿಯು ಈ ಭೌತಿಕ ಜಗತ್ತಿನಲ್ಲಿಯೂ ಪ್ರಕಟವಾಗುತ್ತದೆ. ಕೆಲವು ಕಿಡಿಗಳು ನೀರಿನಲ್ಲಿ ಬೀಳುತ್ತವೆ. ಕೂಡಲೇ ಅವು ತಮ್ಮ ಹಿಂದಿನ ಪ್ರಕಾಶವನ್ನು ಕಳೆದುಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಆರಿಯೇ ಹೋಗುತ್ತವೆ. ಇವನ್ನು ಜಡ ಪ್ರಾಪಂಚಿಕವಾದಿಗಳ ನಡುವೆ ಹುಟ್ಟುವ ಜೀವಿಗಳಿಗೆ ಹೋಲಿಸಬಹುದು. ಇಂತಹ ಬದ್ಧ ಜೀವಿಗಳಲ್ಲಿನ ಕೃಷ್ಣ ಪ್ರಜ್ಞೆಯು ಬಹುಮಟ್ಟಿಗೆ ಆರಿ ಹೋಗುತ್ತದೆ. ಕೆಲವು ಕಿಡಿಗಳು ನೆಲಕ್ಕೆ ಬೀಳುತ್ತವೆ. ಅವು ಪ್ರಜ್ವಲಿಸುವ ಸ್ಥಿತಿ ಮತ್ತು ಆರಿ ಹೋಗುವ ಸ್ಥಿತಿ ಇವುಗಳ ನಡುವಣ ಸ್ಥಿತಿಯಲ್ಲಿರುತ್ತವೆ. ಕೆಲವು ಜೀವಿಗಳಿಗೆ ಕೃಷ್ಣ ಪ್ರಜ್ಞೆಯೇ ಇರುವುದಿಲ್ಲ. ಕೆಲವು ಕೃಷ್ಣ ಪ್ರಜ್ಞೆ ಇರುವ ಮತ್ತು ಇಲ್ಲದಿರುವ ಸ್ಥಿತಿಗಳ ನಡುವೆ ಇರುತ್ತವೆ. ಮತ್ತೆ ಕೆಲವು ವಾಸ್ತವವಾಗಿ ಕೃಷ್ಣ ಪ್ರಜ್ಞೆಯಲ್ಲಿಯೇ ಇರುತ್ತವೆ. ಬ್ರಹ್ಮ, ಇಂದ್ರ, ಚಂದ್ರ, ಸೂರ್ಯ ಮತ್ತಿತರ ಮೇಲಿನ ಲೋಕಗಳಲ್ಲಿರುವ ಹಲವಾರು ದೇವತೆಗಳು ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾರೆ. ಮನುಷ್ಯರ ಸಮಾಜವು ದೇವತೆಗಳು ಮತ್ತು ಪ್ರಾಣಿಗಳ ನಡುವೆ ಇದೆ. ಕೆಲವರಲ್ಲಿ ಕೃಷ್ಣ ಪ್ರಜ್ಞೆಯು ಹೆಚ್ಚಾಗಿರುತ್ತದೆ, ಕೆಲವರಲ್ಲಿ ಕಡಿಮೆ ಇರುತ್ತದೆ. ಮತ್ತೆ ಕೆಲವರು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿರುತ್ತಾರೆ. ಮೂರನೆಯ ವರ್ಗದ ಜೀವಿಗಳು ಎಂದರೆ ಪ್ರಾಣಿ, ಪಶುಗಳು, ಗಿಡ ಮರಗಳು ಮತ್ತು ಜಲಚರ ಪ್ರಾಣಿಗಳು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿವೆ. ವೇದಗಳಲ್ಲಿ ಹೇಳಿರುವ ಉರಿಯುವ ಜ್ವಾಲೆಯ ಕಿಡಿಗಳ ಈ ನಿದರ್ಶನವು ಬೇರೆ ಬೇರೆ ವರ್ಗಗಳ ಜೀವಿಗಳ ಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಬಹು ನೆರವಾಗುತ್ತವೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅಥವಾ ಪುರುಷೋತ್ತಮನು ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠನು. ಅವನು ಎಲ್ಲ ಭೌತಿಕ ಸ್ಥಿತಿಗಳಿಂದ ಸದಾ ಮುಕ್ತನು. ಆಕಸ್ಮಿಕವಾಗಿ ಜೀವಿಗಳು ಬದುಕಿನಲ್ಲಿ ಬೇರೆ ಬೇರೆ ಸ್ಥಿತಿಗಳಲ್ಲಿ ಏಕೆ ಬಿದ್ದಿವೆ ಎಂಬ ಪ್ರಶ್ನೆ ಏಳಬಹುದು. ಈ ಪ್ರಶ್ನೆಗೆ ಉತ್ತರ ಹೇಳಲು ಜೀವಿಗಳಿಗೆ ಆಕಸ್ಮಿಕದ ಪ್ರಭಾವವಿರಲು ಸಾಧ್ಯವೇ ಇಲ್ಲ ಎನ್ನುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಆಕಸ್ಮಿಕವೆಲ್ಲ ಜೀವರಹಿತ ವಸ್ತುಗಳಿಗೆ ಮಾತ್ರ. ವೈದಿಕ ಸಾಹಿತ್ಯದ ಪ್ರಕಾರ ಜೀವಿಗಳಿಗೆ ವಿದ್ಯೆ ಇದೆ. ಆದುದರಿಂದ ಅವುಗಳಿಗೆ ಚೈತನ್ಯ ಎಂದರೆ ವಿದ್ಯೆ ಎಂದು ಹೆಸರು. ಬದುಕಿನ ಬೇರೆ ಬೇರೆ ಸ್ಥಿತಿಗಳಲ್ಲಿ ಅವುಗಳ ಸನ್ನಿವೇಶವು ಆಕಸ್ಮಿಕವಲ್ಲ. ಅವುಗಳಿಗೆ ವಿದ್ಯೆ ಇರುವುದರಿಂದ ಸನ್ನಿವೇಶವು ಅವರ ಆಯ್ಕೆಯೇ. ಭಗವದ್ಗೀತೆಯಲ್ಲಿ ಪ್ರಭುವು ಎಲ್ಲವನ್ನೂ ಪರಿತ್ಯಾಗ ಮಾಡಿ ನನಗೆ ಶರಣಾಗತನಾಗು ಎಂದು ಹೇಳಿದ್ದಾನೆ. ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರದ ಮಾರ್ಗವು ಎಲ್ಲರ ಮುಂದೆಯೂ ತೆರೆದಿದೆ. ಅದನ್ನು ಅನುಸರಿಸುವುದೇ ಬಿಡುವುದೇ ಎನ್ನುವುದು ಆಯಾ ಜೀವಿಯ ಆಯ್ಕೆ. ಭಗವದ್ಗೀತೆಯ ಕೊನೆಯ ಭಾಗದಲ್ಲಿ ಕೃಷ್ಣನು ಅರ್ಜುನನಿಗೆ, ಪ್ರಿಯ ಅರ್ಜುನ, ನಾನು ನಿನಗೆ ಎಲ್ಲವನ್ನೂ ಹೇಳಿದ್ದೇನೆ, ನೀನು ಅದನ್ನು ಸ್ವೀಕರಿಸುವೆಯಾ ಎನ್ನುವುದರ ಮೇಲೆ ಎಲ್ಲವೂ ನಿಂತಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಹಾಗೆಯೇ ಈ ಭೌತಿಕ ಪ್ರಪಂಚಕ್ಕೆ ಇಳಿದು ಬಂದ ಜೀವಿಗಳು ಈ ಭೌತಿಕ ಪ್ರಪಂಚವನ್ನು ಸವಿಯಬೇಕು ಎಂದು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರನ್ನು ಕೃಷ್ಣನು ಭೌತಿಕ ಜಗತ್ತಿಗೆ ಕಳುಹಿಸಲಿಲ್ಲ. ಪ್ರಭುವಿನ ನಿತ್ಯ ಸೇವೆಯನ್ನು ಬಿಟ್ಟು ತಾವೇ ಪರಮ ಭೋಗಿಗಳಾಗಲು ಬಯಸಿದವರ ಭೋಗಕ್ಕಾಗಿ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿದೆ. ವೈಷ್ಣವ ಸಿದ್ಧಾಂತದ ಪ್ರಕಾರ ಜೀವಿಯು ತನ್ನ ಇಂದ್ರಿಯ ಸುಖವನ್ನು ಬಯಸಿ ಪ್ರಭು ಸೇವೆಯನ್ನು ಮರೆತಾಗ ತನ್ನ ಬಯಕೆಯಂತೆ ನಿರ್ಬಂಧವಿಲ್ಲದೆ ಕಾರ್ಯ ಮಾಡಲು ಅವನಿಗೆ ಭೌತಿಕ ಜಗತ್ತಿನಲ್ಲಿ ಒಂದು ಸ್ಥಾನವನ್ನು ಕೊಡಲಾಗುತ್ತದೆ. ಆದುದರಿಂದ ಅವನು ಸಂತೋಷ ಪಡುವ ಅಥವಾ ಕಷ್ಟಪಡುವ ಬದುಕಿನ ಸ್ಥಿತಿಯನ್ನು ಅವನೇ ಸೃಷ್ಟಿಸಿಕೊಳ್ಳುತ್ತಾನೆ. ಪ್ರಭುವು ಜೀವಿಗಳು ಎಂದೆಂದೂ ಅರಿವು ಉಳ್ಳವರು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಭಗವಂತನಿಗಾಗಲಿ ಜೀವಿಗಳಿಗಾಗಲಿ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಸೃಷ್ಟಿಯು ಆದಾಗ ಜೀವಿಗಳ ಸೃಷ್ಟಿಯಾಯಿತು ಎಂದು ಅರ್ಥವಲ್ಲ. ಬದ್ಧ ಜೀವಿಗಳು ಕೃಷ್ಣ ಪ್ರಜ್ಞೆಯ ವೇದಿಕೆಗೆ ಏರಲು ಒಂದು ಅವಕಾಶವನ್ನು ಕಲ್ಪಿಸುವುದಕ್ಕಾಗಿ ಪ್ರಭುವು ಈ ಭೌತಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ. ಬದ್ಧ ಜೀವಿಯು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳದಿದ್ದರೆ ಭೌತಿಕ ಜಗತ್ತು ಕರಗಿ ಹೋದಾಗ ಬದ್ಧ ಜೀವಿಯು ನಾರಾಯಣನ ದೇಹವನ್ನು ಪ್ರವೇಶಿಸಿ ಇನ್ನೊಂದು ಸೃಷ್ಟಿಯವರೆಗೆ ಗಾಢವಾದ ನಿದ್ರೆಯಲ್ಲಿರುತ್ತಾನೆ. ಈ ಸಂದರ್ಭದಲ್ಲಿ ಮಳೆಗಾಲದ ಉದಾಹರಣೆಯು ಬಹು ಸೂಕ್ತವಾದದ್ದು. ಮಳೆಯ ನಂತರ ತೊಯ್ದ ಭೂಮಿಯು ಬಗೆ ಬಗೆಯ ಗಿಡಗಳ ಬೆಳವಣಿಗೆಗೆ ಸಿದ್ಧವಾಗಿರುತ್ತದೆ. ಆದುದರಿಂದ ಮಳೆಗಾಲವು ಸೃಷ್ಟಿಯ ಸಾಧನ ಎಂದು ಭಾವಿಸಬಹುದು. ಹೀಗೆಯೇ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುವಿನ ಕಟಾಕ್ಷ ಬಿದ್ದಾಗ ಸೃಷ್ಟಿಯು ಆಗಿ ಕೂಡಲೇ ಮಳೆ ಬಂದ ನಂತರ ವಿವಿಧ ಬಗೆಗಳ ಗಿಡಗಳು ಕಾಣಿಸಿಕೊಳ್ಳುವಂತೆ ಜೀವಿಗಳು ತಮ್ಮ ವಿವಿಧ ಬದುಕಿನ ಸ್ಥಿತಿಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಮಳೆ ಎಂಬುದು ಒಂದೇ ಆದರೆ ಬೇರೆ ಬೇರೆ ತರದ ಗಿಡಗಳ ಉಗಮವು ವೈವಿಧ್ಯದಿಂದ ಕೂಡಿದೆ. ಮಳೆಯು ಇಡೀ ಜಮೀನಿನ ಮೇಲೆ ಒಂದೇ ರೀತಿಯಲ್ಲಿ ಬೀಳುತ್ತದೆ. ಆದರೆ ಬಿತ್ತಿದ ಬೀಜಗಳಿಗೆ ಅನುಗುಣವಾಗಿ ವಿವಿಧ ಆಕಾರಗಳ ಮತ್ತು ರೂಪಗಳ ಗಿಡಗಳು ಸಸಿಯಾಗಿ ಕಾಣಿಸಿಕೊಳ್ಳುತ್ತವೆ. ಹಾಗೆಯೇ ನಮ್ಮ ಬಯಕೆಗಳ ಬೀಜಗಳು ಭಿನ್ನ ಭಿನ್ನವಾದವು. ಪ್ರತಿಯೊಂದು ಜೀವಿಗೂ ಒಂದು ಬೇರೆಯ ತೆರೆನಾದ ಬಯಕೆ ಇರುತ್ತದೆ. ಅವನಿಗೆ ಒಂದು ರೀತಿಯ ವಿಶಿಷ್ಟ ದೇಹವನ್ನು ತಂದುಕೊಡುವುದು ಅವನ ಬಯಕೆಯ ಬೀಜ. ಇದನ್ನು ರೂಪ ಗೋಸ್ವಾಮಿಯವರು ಪಾಪ ಬೀಜ ಎಂದು ಕರೆಯುತ್ತಾರೆ. ನಮ್ಮ ಎಲ್ಲ ಭೌತಿಕ ಆಸೆಗಳನ್ನು ಪಾಪ ಬೀಜಗಳು ಎಂದು ಪರಿಗಣಿಸಬೇಕು. ಪರಮಪ್ರಭುವಿಗೆ ಶರಣಾಗತರಾಗದಿರುವುದು ನಮ್ಮ ಪಾಪದ ಬಯಕೆ ಎಂದು ಭಗವದ್ಗೀತೆಯು ಹೇಳುತ್ತದೆ. ಆದುದರಿಂದ ಪ್ರಭುವು ಭಗವದ್ಗೀತೆಯಲ್ಲಿ ಪಾಪ ಕರ್ಮಗಳ ಫಲದಿಂದ ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಹೇಳಿದ್ದಾನೆ. ಪಾಪದ ಬಯಕೆಗಳು ಬೇರೆ ಬೇರೆ ಬಗೆಗಳ ದೇಹಗಳಲ್ಲಿ ಪ್ರಕಟವಾಗುತ್ತದೆ. ಆದುದರಿಂದ ಒಂದು ಬಗೆಯ ಜೀವಿಗೆ ಒಂದು ಬಗೆಯ ದೇಹವನ್ನು ಕೊಟ್ಟು ಇನ್ನೊಂದು ಬಗೆಯ ಜೀವಿಗೆ ಇನ್ನೊಂದು ದೇಹವನ್ನು ಕೊಟ್ಟು ಪರಮಪ್ರಭುವು ಪಕ್ಷಪಾತವನ್ನು ತೋರಿದ್ದಾನೆ ಎಂದು ಯಾರೂ ಆಕ್ಷೇಪಿಸುವಂತಿಲ್ಲ. 84 ಲಕ್ಷ ವರ್ಗಗಳ ಎಲ್ಲ ದೇಹಗಳು ಬೇರೆ ಬೇರೆ ಜೀವಿಗಳ ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ಲಭ್ಯವಾಗುತ್ತವೆ. ದೇವೋತ್ತಮ ಪರಮಪುರುಷನಾದ ಪುರುಷೋತ್ತಮನು ತಮ್ಮ ಬಯಕೆಗಳಂತೆ ನಡೆದುಕೊಳ್ಳಲು ಜೀವಿಗಳಿಗೆ ಒಂದು ಅವಕಾಶವನ್ನು ಕೊಡುತ್ತಾನೆ. ಆದುದರಿಂದ ಜೀವಿಗಳು ಪ್ರಭುವು ನೀಡಿದ ಸೌಲಭ್ಯವನ್ನು ಬಳಸಿಕೊಂಡು ಕಾರ್ಯತತ್ಪರವಾಗಿರುತ್ತವೆ. ಇದೇ ಸಮಯದಲ್ಲಿ ಅವು ಪ್ರಭುವಿನ ದಿವ್ಯ ಶರೀರದಿಂದ ಹುಟ್ಟುತ್ತವೆ. ಪ್ರಭು ಮತ್ತು ಜೀವಿಗಳ ಸಂಬಂಧವನ್ನು ವೈದಿಕ ಸಾಹಿತ್ಯದಲ್ಲಿ ವಿವರಿಸಿದೆ. ಪರಮಪ್ರಭುವು ತನ್ನ ಮಕ್ಕಳಿಗೆಲ್ಲ ಅವರು ಬಯಸಿದುದನ್ನು ಕೊಟ್ಟು ಪಾಲಿಸುತ್ತಾನೆ ಎಂದು ಅಲ್ಲಿ ಹೇಳಿದೆ. ಹೀಗೆಯೇ ಭಗವದ್ಗೀತೆಯಲ್ಲಿ ಪ್ರಭುವು ಎಲ್ಲ ಜೀವಿಗಳಿಗೆ ಬೀಜವನ್ನು ದಾನ ಮಾಡುವ ತಂದೆ ನಾನು ಎಂದು ಹೇಳುತ್ತಾನೆ. ತಂದೆಯಿಂದ ಮಕ್ಕಳು ಹುಟ್ಟುತ್ತಾರೆ, ಆದರೆ ಮಕ್ಕಳಿಗೆ ತಮ್ಮದೇ ಆದ ಬಯಕೆಗಳಿರುತ್ತವೆ. ಆದುದರಿಂದ ಮಕ್ಕಳ ಭಿನ್ನ ಭಿನ್ನವಾದ ಭವಿಷ್ಯಗಳಿಗೆ ತಂದೆಯು ಹೊಣೆಯಲ್ಲ. ಪ್ರತಿಯೊಂದು ಮಗುವೂ ತಂದೆಯ ಆಸ್ತಿಯನ್ನು ಮತ್ತು ಬೋಧನೆಯನ್ನು ಬಳಸಿಕೊಳ್ಳಬಹುದು. ಎಲ್ಲ ಮಕ್ಕಳಿಗೂ ಪಿತ್ರಾರ್ಜಿತ ಮತ್ತು ಬೋಧನೆ ಒಂದೇ ಆಗಿರಬಹುದಾದರೂ ಅವರವರಿಗೆ ಬೇರೆ ಬೇರೆ ಅಪೇಕ್ಷೆಗಳು ಇರುವುದರಿಂದ ಪ್ರತಿ ಮಗುವೂ ಬೇರೆ ಬದುಕನ್ನು ಸೃಷ್ಟಿ ಮಾಡಿಕೊಳ್ಳುತ್ತದೆ. ಇದರಿಂದ ಕಷ್ಟಪಡುತ್ತದೆ ಅಥವಾ ಸಂತೋಷ ಪಡುತ್ತದೆ. ಹೀಗೆಯೇ ಭಗವದ್ಗೀತೆಯ ಉಪದೇಶವು ಎಲ್ಲರಿಗೂ ಒಂದೇ. ಪ್ರತಿಯೊಬ್ಬನೂ ಪರಮಪ್ರಭುವಿಗೆ ಶರಣಾಗತನಾಗಬೇಕು. ಅವನು ಅವರ ಹೊಣೆಯನ್ನು ಹೊತ್ತುಕೊಂಡು ಅವರನ್ನು ಪಾಪಕರ್ಮಗಳಿಂದ ಪಾರು ಮಾಡುತ್ತಾನೆ. ಪ್ರಭುವಿನ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಿಗೂ ಬದುಕಿನ ಸೌಲಭ್ಯಗಳನ್ನು ನೀಡಲಾಗಿದೆ. ಭೂಮಿಯ ಮೇಲಾಗಲಿ, ನೀರಿನಲ್ಲಾಗಲಿ, ಆಕಾಶದಲ್ಲಾಗಲಿ ಇರುವುದೆಲ್ಲವೂ ಎಲ್ಲ ಜೀವಿಗಳಿಗೂ ಸೇರಿದ್ದು. ಅವರೆಲ್ಲ ಪರಮಪ್ರಭುವಿನ ಮಕ್ಕಳಾದುದರಿಂದ ಪ್ರಭುವು ಕೊಟ್ಟ ಪ್ರಾಪಂಚಿಕ ಸೌಲಭ್ಯಗಳನ್ನು ಪ್ರತಿಯೊಬ್ಬನೂ ಸವಿಯಬಹುದು. ಆದರೆ ದುರದೃಷ್ಟಶಾಲಿಗಳಾದ ಜೀವಿಗಳು ತಮ್ಮ ತಮ್ಮಲ್ಲಿಯೇ ಕಲಹ ಮಾಡಿಕೊಂಡು ಪ್ರತಿಕೂಲವಾದ ಸ್ಥಿತಿಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾರೆ. ಈ ಕಲಹದ ಮತ್ತು ಅನುಕೂಲವಾದ ಇಲ್ಲವೇ ಪ್ರತಿಕೂಲವಾದ ಸ್ಥಿತಿಗಳನ್ನು ಸೃಷ್ಟಿ ಮಾಡಿಕೊಳ್ಳುವುದರ ಹೊಣೆಯು ಜೀವಿಗಳದು, ದೇವೋತ್ತಮ ಪರಮಪುರುಷನದಲ್ಲ. ಆದುದರಿಂದ ಜೀವಿಗಳು ಭಗವದ್ಗೀತೆಯಲ್ಲಿ ನಿರೂಪಿಸಿರುವಂತೆ ಪ್ರಭುವಿನ ಆದೇಶವನ್ನು ಬಳಸಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಅವರ ಬದುಕು ಭವ್ಯವಾಗುತ್ತವೆ ಮತ್ತು ಅವರು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ. ಈ ಭೌತಿಕ ಜಗತ್ತನ್ನು ಪ್ರಭುವೇ ಸೃಷ್ಟಿಸಿರುವುದರಿಂದ ಅದರ ಸ್ಥಿತಿಗೆ ಅವನೇ ಕಾರಣ ಎಂದು ವಾದಿಸಬಹುದು. ನಿಜ, ಈ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಪಾಲನೆಗಳಿಗೆ ಅವನು ಪರೋಕ್ಷವಾಗಿ ಕಾರಣ. ಆದರೆ ಜೀವಿಗಳ ಬೇರೆ ಬೇರೆ ಸ್ಥಿತಿಗಳಿಗೆ ಎಂದೂ ಅವನು ಹೊಣೆಯಲ್ಲ. ಈ ಭೌತಿಕ ಜಗತ್ತನ್ನು ಪ್ರಭುವು ಸೃಷ್ಟಿಸಿರುವುದನ್ನು ಮೋಡವು ಸಸ್ಯಗಳನ್ನು ಬೆಳೆಸುವ ರೀತಿಗೆ ಹೋಲಿಸುತ್ತಾರೆ. ಮಳೆಗಾಲದಲ್ಲಿ ಮೋಡವು ಹಲವು ವರ್ಗದ ಸಸ್ಯಗಳನ್ನು ಸೃಷ್ಟಿ ಮಾಡುತ್ತದೆ. ಮೋಡವು ನೆಲದ ಮೇಲ್ಮೈ ಮೇಲೆ ನೀರನ್ನು ಸುರಿಸುತ್ತದೆ, ಆದರೆ ನೇರವಾಗಿ ಭೂಮಿಯನ್ನು ಮುಟ್ಟುವುದಿಲ್ಲ. ಹಾಗೆಯೇ ಪ್ರಭುವು ಭೌತಿಕ ಶಕ್ತಿಯ ಮೇಲೆ ಕಣ್ಣಾಡಿಸಿ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ ಹೀಗೆಂದು ವೇದದಲ್ಲಿ ಹೇಳಿದೆ. ಅವನು ಭೌತಿಕ ಪ್ರಕೃತಿಯ ಮೇಲೆ ಕಣ್ಣೋಟವನ್ನು ಬೀರಿದನು, ಸೃಷ್ಟಿಯಾಯಿತು. ಭೌತಿಕ ಪ್ರಕೃತಿಯ ಮೇಲೆ ಅವನ ದಿವ್ಯ ಕಟಾಕ್ಷ ಮಾತ್ರದಿಂದಲೇ ಅವನು ವಿಧ ವಿಧವಾದ ಚರಾಚರ ಜೀವಿಗಳನ್ನು, ಬದುಕಿರುವ ಮತ್ತು ಸತ್ತಿರುವ ಪ್ರಾಣಿಗಳನ್ನು ಸೃಷ್ಟಿಸುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಭೌತಿಕ ಜಗತ್ತಿನ ಸೃಷ್ಟಿಯನ್ನು ಪ್ರಭುವಿನ ಲೀಲೆಗಳಲ್ಲಿ ಒಂದು ಎಂದು ಭಾವಿಸಬಹುದು. ಅವನು ಇಚ್ಛಿಸಿದಾಗ ಈ ಭೌತಿಕ ಜಗತ್ತನ್ನು ಸೃಷ್ಟಿಸುವುದರಿಂದ ಅದನ್ನು ಪ್ರಭುವಿನ ಲೀಲೆಗಳಲ್ಲಿ ಒಂದು ಎಂದು ಕರೆಯುತ್ತಾರೆ. ದೇವೋತ್ತಮ ಪರಮಪುರುಷನ ಈ ಇಚ್ಛೆಯು ಅವನ ಮಹಾಕರುಣೆಯನ್ನು ತೋರಿಸುತ್ತದೆ. ಏಕೆಂದರೆ ಬದ್ಧ ಜೀವಿಗಳು ತಮ್ಮ ಮೂಲ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಭಗವದ್ಧಾಮಕ್ಕೆ ಹಿಂದಿರುಗಲು ಒಂದು ಅವಕಾಶವು ದೊರೆಯುತ್ತದೆ. ಆದುದರಿಂದ ಈ ಭೌತಿಕ ಜಗತ್ತನ್ನು ಸೃಷ್ಟಿಸಿರುವುದಕ್ಕಾಗಿ ಯಾರೂ ಪರಮಪ್ರಭುವನ್ನು ಆಕ್ಷೇಪಿಸುವಂತಿಲ್ಲ. ಈಗ ಚರ್ಚಿಸುತ್ತಿರುವ ವಿಷಯದಿಂದ ನಿರಾಕಾರವಾದಿಗಳಿಗೂ ಸಾಕಾರವಾದಿಗಳಿಗೂ ಇರುವ ವ್ಯತ್ಯಾಸವನ್ನು ಕಂಡುಕೊಳ್ಳಬಹುದು. ನಿರಾಕಾರ ದೃಷ್ಟಿಯು ಪ್ರಭುವಿನ ಅಸ್ತಿತ್ವದಲ್ಲಿ ಲೀನವಾಗುವುದನ್ನು ಸಲಹೆ ಮಾಡುತ್ತದೆ. ಶೂನ್ಯವಾದವು ಎಲ್ಲ ಭೌತಿಕ ಬಗೆಗಳನ್ನು ಶೂನ್ಯಗೊಳಿಸುವುದನ್ನು ಸಲಹೆ ಮಾಡುತ್ತದೆ. ಈ ಎರಡು ವಾದಗಳಿಗೂ ಮಾಯಾವಾದವೆಂದು ಹೆಸರು. ನಿಶ್ಚಯವಾಗಿಯೂ ಮತ್ತೊಮ್ಮೆ ಸೃಷ್ಟಿ ನಡೆಯುವವರೆಗೆ ವಿಶ್ರಮಿಸಲು ಜೀವಿಗಳು ನಾರಾಯಣನ ದೇಹದಲ್ಲಿ ಲೀನವಾದಾಗ ಬ್ರಹ್ಮಾಂಡವು ಕೊನೆಗೊಂಡು ಶೂನ್ಯವಾಗುತ್ತದೆ. ಇದನ್ನು ನಿರಾಕಾರ ಸ್ಥಿತಿ ಎಂದು ಕರೆಯಬಹುದು. ಆದರೆ ಈ ಸ್ಥಿತಿಯು ಶಾಶ್ವತವಲ್ಲ. ಭೌತಿಕ ಜಗತ್ತಿನ ವೈವಿಧ್ಯದ ಅಂತ್ಯವು ಜೀವಿಗಳು ಪರಮೋನ್ನತನ ದೇಹದಲ್ಲಿ ಲೀನವಾಗುವುದೂ ಶಾಶ್ವತವಲ್ಲ. ಏಕೆಂದರೆ ಸೃಷ್ಟಿಯು ಮತ್ತೆ ನಡೆಯುತ್ತದೆ. ತಮ್ಮ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೆ ಪರಮೋನ್ನತನ ಶರೀರದಲ್ಲಿ ಲೀನವಾಗುವ ಜೀವಿಗಳು ಇನ್ನೊಂದು ಸೃಷ್ಟಿಯಾದಾಗ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ಈ ಭೌತಿಕ ಜಗತ್ತು ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ ಎನ್ನುವ ಸಂಗತಿಯನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ಇದು ನಿರಂತರವಾಗಿ ನಡೆಯುತ್ತಿರುತ್ತದೆ. ಕೃಷ್ಣ ಪ್ರಜ್ಞೆಯಿಲ್ಲದ ಬದ್ಧಾತ್ಮಗಳು ಭೌತಿಕ ಸೃಷ್ಟಿಯು ನಡೆದಾಗಲೆಲ್ಲ ಹಿಂದಕ್ಕೆ ಬರುತ್ತಿರುತ್ತವೆ. ಇಂತಹ ಬದ್ಧಾತ್ಮಗಳು ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಪ್ರಭುವಿನ ಆದೇಶದಂತೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಅವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುತ್ತವೆ. ಭೌತಿಕ ಸೃಷ್ಟಿಗೆ ಮತ್ತೆ ಬರುವ ಅಗತ್ಯವಿಲ್ಲ. ಆದುದರಿಂದ ಶೂನ್ಯವಾದಿಗಳೂ ನಿರಾಕಾರವಾದಿಗಳೂ ಅಷ್ಟೇನು ಜಾಣರಲ್ಲ. ಏಕೆಂದರೆ ಅವರು ಪ್ರಭುವಿನ ಚರಣಕಮಲಗಳಲ್ಲಿ ಆಶ್ರಯ ಪಡೆಯುವುದಿಲ್ಲ ಎಂದು ಹೇಳಲಾಗಿದೆ. ಅವರು ಅಷ್ಟೇನೂ ಜಾಣರಲ್ಲವಾದುದರಿಂದ ಈ ಶೂನ್ಯವಾದಿಗಳು ನಿರಾಕಾರವಾದಿಗಳು ವಿಧ ವಿಧವಾದ ಕಠೋರ ವ್ರತಗಳನ್ನು ಕೈಗೊಳ್ಳುತ್ತಾರೆ. ಅವರ ಉದ್ದೇಶ ನಿರ್ವಾಣದ ಹಂತವನ್ನು ತಲುಪುವುದು. ಹೀಗೆಂದರೆ ಬದುಕಿನ ಭೌತಿಕ ಸ್ಥಿತಿಗಳನ್ನು ಅಂತ್ಯಗೊಳಿಸುವುದು, ಇಲ್ಲವೇ ಅದರ ಉದ್ದೇಶ ಪ್ರಭುವಿನ ಶರೀರದಲ್ಲಿ ಲೀನವಾಗಿ ಏಕತ್ವವನ್ನು ಸಾಧಿಸುವುದು. ಇವರೆಲ್ಲರೂ ಮತ್ತೆ ಪತನ ಹೊಂದುತ್ತಾರೆ. ಏಕೆಂದರೆ ಇವರು ಪ್ರಭುವಿನ ಚರಣಕಮಲಗಳನ್ನು ಅಲಕ್ಷ್ಯ ಮಾಡುತ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ಅದರ ಕರ್ತೃಗಳಾದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಸಮಸ್ತ ವೈದಿಕ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಅಧಿಕಾರಯುತವಾಗಿ ಮಾತನಾಡಬಲ್ಲ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿ ಕೃಷ್ಣನೊಬ್ಬನೇ ಪರಮಪ್ರಭು, ಎಲ್ಲ ಜೀವಿಗಳು ಅವನ ನಿರಂತರ ಸೇವಕರು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವೇದಗಳ ಸಾಕಾರ ರೂಪಗಳ ಪ್ರಾರ್ಥನೆಯು ಅವರ ನಿರ್ಣಯವನ್ನು ದೃಢಪಡಿಸುತ್ತದೆ. ಇದರಿಂದ ಮೂಡುವ ನಿರ್ಣಯವೆಂದರೆ ಪ್ರತಿಯೊಬ್ಬನೂ ದೇವೋತ್ತಮ ಪರಮಪುರುಷನ ಅಧೀನದಲ್ಲಿದ್ದಾನೆ, ಪ್ರತಿಯೊಬ್ಬನೂ ಪ್ರಭುವಿನ ಪರಮ ಆಜ್ಞೆಯಂತೆ ಸೇವೆ ಸಲ್ಲಿಸುತ್ತಾನೆ ಮತ್ತು ಪ್ರತಿಯೊಬ್ಬನಿಗೂ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಹೆದರಿಕೆ, ಅವನ ವಿಷಯದಲ್ಲಿ ಭಯವಿರುವುದರಿಂದಲೇ ಅವರು ಸರಿಯಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಪ್ರತಿಯೊಬ್ಬನೂ ಪರಮಪ್ರಭುವಿಗೆ ಅಧೀನನೂ ಆದರೆ ಪ್ರಭುವು ಜೀವಿಗಳನ್ನು ಕಾಣುವ ತನ್ನ ದೃಷ್ಟಿಯಲ್ಲಿ ಯಾವುದೇ ಪಕ್ಷಪಾತವನ್ನು ಮಾಡುವುದಿಲ್ಲ. ಅವನು ಅಪಾರವಾದ ಆಕಾಶದಂತೆ ಉರಿಯ ಕಿಡಿಗಳು ಉರಿಯಲ್ಲಿ ಕುಣಿಯುವಂತೆ ಎಲ್ಲ ಜೀವಿಗಳು ಅಪಾರವಾದ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಂತೆ ಕೆಲವು ಬಹು ಎತ್ತರದಲ್ಲಿ ಹಾರಾಡುತ್ತವೆ, ಇನ್ನೂ ಕೆಲವು ಸ್ವಲ್ಪ ಕೆಳಗೆ ಹಾರಾಡುತ್ತವೆ, ಮತ್ತೆ ಕೆಲವು ಇನ್ನೂ ಕೆಳಗಿನ ಎತ್ತರದಲ್ಲಿ ಹಾರಾಡುತ್ತವೆ. ಬೇರೆ ಬೇರೆ ಪಕ್ಷಿಗಳು ಹಾರಲು ತಮಗಿರುವ ಶಕ್ತಿಗಳಿಗನುಗುಣವಾಗಿ ಬೇರೆ ಬೇರೆ ಎತ್ತರಗಳಲ್ಲಿ ಹಾರಾಡುತ್ತವೆ. ಆದರೆ ಈ ಸಾಮರ್ಥ್ಯಕ್ಕೂ ಆಕಾಶಕ್ಕೂ ಸಂಬಂಧವಿಲ್ಲ. ವಿವಿಧ ಜೀವಿಗಳು ಶರಣಾಗತರಾದ ಪ್ರಮಾಣಕ್ಕೆ ಅನುಗುಣವಾಗಿ ತಾನು ಅವುಗಳಿಗೆ ಬೇರೆ ಬೇರೆ ಸ್ಥಿತಿಗಳನ್ನು ಅನುಗ್ರಹಿಸುತ್ತೇನೆ ಎಂದು ಪ್ರಭುವು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ದೇವೋತ್ತಮ ಪರಮಪುರುಷನು ಹೀಗೆ ಪ್ರಮಾಣಕ್ಕನುಗುಣವಾಗಿ ಜೀವಿಗಳಿಗೆ ಪ್ರತಿಫಲವನ್ನು ನೀಡುವುದು ಪಕ್ಷಪಾತವಲ್ಲ. ಆದುದರಿಂದ ಜೀವಿಗಳು ಬೇರೆ ಬೇರೆ ಸ್ಥಿತಿಗಳಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ಮತ್ತು ಬೇರೆ ಬೇರೆ ಜೀವವರ್ಗಗಳಲ್ಲಿ ಇದ್ದರೂ ಅವರೆಲ್ಲರೂ ಸದಾ ದೇವೋತ್ತಮ ಪರಮಪುರುಷನ ನಿಯಂತ್ರಣದಲ್ಲಿಯೇ ಇರುತ್ತಾರೆ. ತಮ್ಮ ಭಿನ್ನ ಭಿನ್ನ ಬದುಕಿನ ಸ್ಥಿತಿಗಳಿಗೆ ಅವನು ಹೊಣೆಯಲ್ಲ. ತಾನು ಪರಮಪ್ರಭುವಿಗೆ ಸಮಾನ ಎಂದು ಭಾವಿಸುವುದು ಮೂರ್ಖತನ ಮತ್ತು ಅಸಹಜ. ತಾನು ಭಗವಂತನನ್ನು ಕಂಡಿಲ್ಲ ಎಂದು ಯೋಚಿಸುವುದು ಇನ್ನೂ ಹೆಚ್ಚಿನ ಮೂರ್ಖತನ. ಪ್ರತಿಯೊಬ್ಬನೂ ದೇವರನ್ನು ವಿವಿಧ ಸ್ವರೂಪಗಳಲ್ಲಿ ಕಾಣುತ್ತಿರುತ್ತಾನೆ. ಒಂದೇ ವ್ಯತ್ಯಾಸವೆಂದರೆ ಆಸಕ್ತನಾದವನು ದೇವರನ್ನು ಪರಮಪುರುಷನಾದ ಮತ್ತು ಅತ್ಯಂತ ಪ್ರಿಯನಾದ ಕೃಷ್ಣನನ್ನಾಗಿ ಕಾಣುತ್ತಾನೆ. ನಾಸ್ತಿಕನು ಪರಮಸತ್ಯವನ್ನು ಅಂತ್ಯಕಾಲದ ಮೃತ್ಯುವಾಗಿ ಕಾಣುತ್ತಾನೆ. ವೇದಗಳ ಸಾಕಾರ ರೂಪಗಳು ಪ್ರಾರ್ಥನೆಯನ್ನು ಮುಂದುವರಿಸಿದವು. ಪ್ರಿಯ ಪ್ರಭುವೇ, ವೈದಿಕ ಪಂಥವು ಹೇಳುವ ಪ್ರಕಾರ ನೀನು ಪರಮ ನಿಯಂತ್ರಕ ಮತ್ತು ಎಲ್ಲ ಜೀವಿಗಳೂ ನಿನ್ನ ನಿಯಂತ್ರಣಕ್ಕೆ ಒಳಗಾಗಿದ್ದಾರೆ. ಪ್ರಭುವು ಜೀವಿಗಳೂ ನಿತ್ಯ, ಆದುದರಿಂದ ಗುಣಾತ್ಮಕವಾಗಿ ಒಂದೇ. ಆದರೆ ಏಕನಿತ್ಯನಾದ ಪರಮಪ್ರಭುವು ಪರಮ ನಿಯಂತ್ರಕನು, ಬಹುನಿತ್ಯಗಳು ನಿಯಂತ್ರಣಕ್ಕೆ ಒಳಗಾಗಿವೆ. ನಿಯಂತ್ರಣಕ್ಕೆ ಒಳಗಾದ ಬಿಡಿ ಜೀವಿಯು ದೇಹದಲ್ಲಿ ವಾಸ ಮಾಡುತ್ತದೆ. ಪರಮಾತ್ಮನಾದ ಪರಮ ನಿಯಂತ್ರಕನು ಅಲ್ಲಿರುತ್ತಾನೆ. ಆದರೆ ಪರಮಾತ್ಮನು ಬಿಡಿ ಆತ್ಮವನ್ನು ನಿಯಂತ್ರಿಸುತ್ತಾನೆ ಹೀಗೆಂದು ವೇದಗಳು ನಿರ್ಣಯಿಸಿವೆ. ಬಿಡಿ ಆತ್ಮವು ಪರಮಾತ್ಮನ ಅಂಕೆಗೆ ಒಳಗಾಗದಿದ್ದರೆ ಜೀವಿಯು ದೇಹದಿಂದ ದೇಹಕ್ಕೆ ಸಾಗುತ್ತದೆ. ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಸುಖವನ್ನೋ ಸಂಕಟವನ್ನೋ ಅನುಭವಿಸುತ್ತದೆ ಎನ್ನುವ ವೇದದ ಮಾತನ್ನು ನಾವು ವಿವರಿಸುವುದು ಹೇಗೆ? ಕೆಲವೊಮ್ಮೆ ಅವನನ್ನು ಇನ್ನೂ ಉತ್ತಮ ಜೀವನ ಮಟ್ಟಕ್ಕೆ ಏರಿಸಲಾಗುತ್ತದೆ, ಕೆಲವೊಮ್ಮೆ ಇನ್ನೂ ಕೆಳಗಿನ ಜೀವನ ಮಟ್ಟಕ್ಕೆ ಇಳಿಸಲಾಗುತ್ತದೆ. ಹೀಗೆ ಬದ್ಧಾತ್ಮಗಳು ಪರಮಪ್ರಭುವಿನ ನಿಯಂತ್ರಣದಲ್ಲಷ್ಟೇ ಇಲ್ಲ, ಭೌತಿಕ ಪ್ರಕೃತಿಯೂ ಅವನ್ನು ನಿಯಂತ್ರಿಸುತ್ತದೆ. ಜೀವಿಗಳು ಮತ್ತು ಪರಮಪ್ರಭುವಿನ ನಡುವೆ ನಿಯಂತ್ರಕ ಮತ್ತು ನಿಯಂತ್ರಿತರು ಎನ್ನುವ ಸಂಬಂಧವು, ಪರಮಾತ್ಮನು ಸರ್ವವ್ಯಾಪಿಯಾದರೂ ಬಿಡಿ ಜೀವಿಗಳು ಸರ್ವವ್ಯಾಪಿಯಲ್ಲ ಎನ್ನುವುದನ್ನು ತೋರಿಸುತ್ತದೆ. ಬಿಡಿ ಆತ್ಮಗಳು ಸರ್ವವ್ಯಾಪಿಯಾಗಿದ್ದರೆ ನಿಯಂತ್ರಣಕ್ಕೆ ಒಳಗಾಗುವ ಪ್ರಶ್ನೆಯೇ ಇರುತ್ತಿರಲಿಲ್ಲ. ಪರಮಾತ್ಮನೂ ಬಿಡಿ ಆತ್ಮಗಳೂ ಸರಿಸಮಾನ ಎನ್ನುವ ವಾದವು ಕಳಂಕಿತ ನಿರ್ಣಯ. ಬುದ್ಧಿ ಇರುವ ಯಾರೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಇದನ್ನು ಬಿಟ್ಟು ಪರಮನಿತ್ಯ ಮತ್ತು ಅಧೀನ ನಿತ್ಯಗಳ ನಡುವಣ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ವೇದಗಳ ಸಾಕಾರ ರೂಪಗಳು ಹೀಗೆಂದವು: ಪ್ರಭುವೇ, ನೀನು ಮತ್ತು ನಿನ್ನ ಅಮಿತ ಧ್ರುವಗಳು ಎಂದರೆ ಜೀವಿಗಳು ಶಾಶ್ವತವಾದವು. ಅಮಿತ ನಿರಂತರತೆಯ ರೂಪವನ್ನು ಕೆಲವೊಮ್ಮೆ ವಿಶ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಉಪನಿಷತ್ತುಗಳಂತಹ ವೈದಿಕ ಸಾಹಿತ್ಯದಲ್ಲಿ ಮಿತಧ್ರುವದ ರೂಪವನ್ನು ಸ್ಪಷ್ಟವಾಗಿ ವರ್ಣಿಸಿದೆ. ಜೀವಿಯ ಮೂಲ ಆಧ್ಯಾತ್ಮಿಕ ರೂಪವು ಕೂದಲಿನ ಮೊನೆಯ 10,000 ಗಾತ್ರದ್ದಾಗಿರುತ್ತದೆ ಎಂದು ಅಲ್ಲಿ ಹೇಳಿದೆ. ಚೇತನವು ಅತಿ ದೊಡ್ಡದಕ್ಕಿಂತ ದೊಡ್ಡದು ಮತ್ತು ಅತಿ ಸಣ್ಣದಕ್ಕಿಂತ ಸಣ್ಣದು ಎಂದು ಅಲ್ಲಿ ಹೇಳಿದೆ. ಶಾಶ್ವತವಾಗಿ ಭಗವಂತನ ವಿಭಿನ್ನಾಂಶಗಳಾದ ಬಿಡಿ ಜೀವಿಗಳು ಅತ್ಯಂತ ಸಣ್ಣದಾದಕ್ಕಿಂತ ಸಣ್ಣವು. ನಮ್ಮ ಭೌತಿಕ ಇಂದ್ರಿಯಗಳಿಂದ ನಾವು ಅತಿ ದೊಡ್ಡದಕ್ಕಿಂತ ದೊಡ್ಡದಾದ ಪರಮವನ್ನಾಗಲಿ ಅತಿ ಸಣ್ಣದಕ್ಕಿಂತ ಸಣ್ಣದಾದ ಬಿಡಿ ಆತ್ಮವನ್ನಾಗಲಿ ಗ್ರಹಿಸಲಾರೆವು. ಅತಿ ದೊಡ್ಡದನ್ನೂ ಅತಿ ಚಿಕ್ಕದನ್ನೂ ವೈದಿಕ ಸಾಹಿತ್ಯದ ಅಧಿಕೃತ ಮೂಲಗಳಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಜೀವಿಯ ದೇಹದಲ್ಲಿರುವ ಪರಮಾತ್ಮನು ಹೆಬ್ಬೆಟ್ಟಿನಷ್ಟು ಗಾತ್ರದವನು ಎಂದು ವೈದಿಕ ಸಾಹಿತ್ಯವು ಹೇಳುತ್ತದೆ. ಆದುದರಿಂದ ಹೆಬ್ಬೆಟ್ಟಿನ ಗಾತ್ರವಿರುವುದು ಒಂದು ಇರುವೆಯ ಹೃದಯದಲ್ಲಿ ಅಡಕವಾಗುವುದು ಹೇಗೆ ಸಾಧ್ಯ ಎಂದು ವಾದಿಸಬಹುದು. ಇದಕ್ಕೆ ಉತ್ತರವೆಂದರೆ, ಪರಮಾತ್ಮನ ಹೆಬ್ಬೆಟ್ಟಿನ ಗಾತ್ರವು ಜೀವಿಯ ದೇಹದ ಪ್ರಮಾಣಕ್ಕೆ ಅನುಗುಣವಾಗಿರುತ್ತದೆ ಎನ್ನುವುದು. ಪರಮಾತ್ಮನೂ ಬಿಡಿ ಜೀವಿಯೂ ಜೀವಿಯ ಭೌತಿಕ ದೇಹವನ್ನು ಪ್ರವೇಶಿಸಿದರೂ ಯಾವ ಸನ್ನಿವೇಶದಲ್ಲಿಯೇ ಆಗಲಿ ಅವೆರಡನ್ನು ಒಂದು ಎಂದು ಪರಿಗಣಿಸುವಂತಿಲ್ಲ. ಪರಮಾತ್ಮನು ಹೃದಯದಲ್ಲಿರುವುದು ಬಿಡೀ ಜೀವಿಗೆ ಮಾರ್ಗದರ್ಶನ ಮಾಡಲು ಅಥವಾ ನಿಯಂತ್ರಿಸಲು. ಎರಡೂ ಧ್ರುವಗಳಾದರೂ ಎಂದರೆ ಶಾಶ್ವತವಾದರೂ ಬಿಡೀ ಜೀವಿಯು ಸದಾ ಪರಮ ಪ್ರಭುವಿನ ನಿರ್ದೇಶನಕ್ಕೆ ಒಳಪಟ್ಟಿರುತ್ತದೆ. ಜೀವಿಗಳು ಭೌತಿಕ ಪ್ರಕೃತಿಯಿಂದ ಹುಟ್ಟಿರುವುದರಿಂದ ಅವೆಲ್ಲವೂ ಸಮಾನ ಮತ್ತು ಸ್ವತಂತ್ರ ಎಂದು ವಾದಿಸಬಹುದು. ಆದರೆ ವೈದಿಕ ಸಾಹಿತ್ಯದಲ್ಲಿ ದೇವೋತ್ತಮ ಪರಮಪುರುಷನು ಭೌತಿಕ ಪ್ರಕೃತಿಗೆ ಜೀವಿಗಳ ಗರ್ಭಾಧಾನ ಮಾಡುತ್ತಾನೆ, ಅನಂತರ ಅವು ಹೊರಕ್ಕೆ ಬರುತ್ತವೆ ಎಂದು ಹೇಳಿದೆ. ಆದುದರಿಂದ ಸ್ತ್ರೀಯು ಹೆರುವ ಮಗುವ ಹೇಗೆ ಅವಳ ಸ್ವತಂತ್ರ ಸೃಷ್ಟಿಯಲ್ಲವೋ ಹಾಗೆ ಬಿಡೀ ಜೀವಿಗಳು ಕಾಣಿಸಿಕೊಳ್ಳುವುದಕ್ಕೆ ವಾಸ್ತವವಾಗಿ ಭೌತಿಕ ಪ್ರಕೃತಿಯೊಂದೇ ಕಾರಣವಲ್ಲ. ಮೊದಲು ಪುರುಷನು ಸ್ತ್ರೀಗೆ ಗರ್ಭಾಧಾನ ಮಾಡುತ್ತಾನೆ, ಅನಂತರ ಮಗುವು ಹುಟ್ಟುತ್ತದೆ. ಹೀಗೆಯೇ ಸ್ತ್ರೀಯು ಜನ್ಮ ನೀಡಿದ ಮಗುವು ಪುರುಷನ ವಂಶವಾಗಿರುತ್ತದೆ. ಭೌತಿಕ ಪ್ರಕೃತಿಯು ಜೀವಿಗಳನ್ನು ಉತ್ಪತ್ತಿ ಮಾಡುತ್ತದೆ ಎಂದು ಕಂಡರೂ ಅದು ಸ್ವತಂತ್ರವಾಗಿ ಹಾಗೆ ಮಾಡುವುದಿಲ್ಲ. ಪರಮಪಿತನು ಭೌತಿಕ ಪ್ರಕೃತಿಗೆ ಗರ್ಭಾಧಾನ ಮಾಡುವುದರಿಂದ ಜೀವಿಗಳು ಅಲ್ಲಿರುತ್ತಾರೆ. ಆದುದರಿಂದ ಬಿಡಿ ಜೀವಿಗಳು ಪರಮಪ್ರಭುವಿನ ವಿಭಿನ್ನ ಅಂಶಗಳಲ್ಲ ಎನ್ನುವ ವಾದವು ನಿಲ್ಲುವುದಿಲ್ಲ. ಉದಾಹರಣೆಗೆ, ದೇಹದ ವಿವಿಧ ಭಾಗಗಳನ್ನು ಒಟ್ಟು ದೇಹಕ್ಕೆ ಸಮ ಎಂದು ಭಾವಿಸುವಂತಿಲ್ಲ. ಇಡೀ ದೇಹವು ಬೇರೆ ಬೇರೆ ಅಂಗಾಂಗಗಳನ್ನು ನಿಯಂತ್ರಿಸುತ್ತದೆ. ಹಾಗೆಯೇ ಪರಮ ಅಖಂಡದ ವಿಭಿನ್ನಾಂಶಗಳು ಸದಾ ಅವಲಂಬಿಗಳು. ವಿಭಿನ್ನಾಂಶಗಳ ಮೂಲವು ಸದಾ ಅವನ್ನು ನಿಯಂತ್ರಿಸುತ್ತವೆ. ಜೀವಿಗಳು ಕೃಷ್ಣನ ವಿಭಿನ್ನಾಂಶಗಳು ಎಂದು ಭಗವದ್ಗೀತೆಯೂ ಹೇಳುತ್ತದೆ. ಮಮೈವಾಂಶ. ಆದುದರಿಂದ ಬುದ್ಧಿ ಇರುವ ಯಾವ ಮನುಷ್ಯನಾದರೂ ಪರಮಾತ್ಮನೂ ಬಿಡಿ ಆತ್ಮನೂ ಒಂದೇ ವರ್ಗಕ್ಕೆ ಸೇರಿವೆ ಎಂದು ಒಪ್ಪುವುದಿಲ್ಲ. ಗುಣದ ಮಟ್ಟಿಗೆ ಅವು ಸರಿಸಮಾನ. ಆದರೆ ಪ್ರಮಾಣದಲ್ಲಿ ಪರಮಾತ್ಮನು ಯಾವಾಗಲೂ ಪರಮನೇ, ಬಿಡಿ ಆತ್ಮವು ಯಾವಾಗಲೂ ಪರಮಾತ್ಮನ ಅಧೀನ. ಇದೇ ವೇದಗಳ ನಿರ್ಣಯ. ಈ ಸಂದರ್ಭದಲ್ಲಿ ಬಳಸಿರುವ ಎರಡು ಮುಖ್ಯ ಶಬ್ದಗಳು ಯನ್ಮಯ ಮತ್ತು ಚಿನ್ಮಯ. ಸಂಸ್ಕೃತ ವ್ಯಾಕರಣದಲ್ಲಿ ಮಯಾತ್ ಎನ್ನುವ ಶಬ್ದವನ್ನು ರೂಪ ಪರಿವರ್ತನೆ ಎನ್ನುವ ಅರ್ಥದಲ್ಲಿ ಬಳಸುತ್ತಾರೆ, ತಕ್ಕಷ್ಟು ಪ್ರಮಾಣ ಎನ್ನುವ ಅರ್ಥದಲ್ಲಿಯೇ ಬಳಸುತ್ತಾರೆ. ಈ ಯನ್ಮಯ ಅಥವಾ ಚಿನ್ಮಯ ಶಬ್ದವು ಜೀವಿಯು ಸದಾ ಪರಮಕ್ಕೆ ಸಮಾನ ಎನ್ನುವುದನ್ನು ತೋರಿಸುತ್ತದೆ ಎಂದು ಮಾಯಾವಾದಿ ಸಿದ್ಧಾಂತಿಗಳು ವ್ಯಾಖ್ಯಾನ ಮಾಡುತ್ತಾರೆ. ಆದರೆ ಈ ಮಯಾತ್ ಪ್ರತ್ಯಯವನ್ನು ಸಾಕಷ್ಟು ಎನ್ನುವ ಅರ್ಥದಲ್ಲಿ ಬಳಸಿದೆಯೇ ಅಥವಾ ರೂಪ ಪರಿವರ್ತನೆ ಎನ್ನುವ ಅರ್ಥದಲ್ಲಿ ಬಳಸಿದೆಯೇ ಎನ್ನುವುದನ್ನು ಪರಿಗಣಿಸಬೇಕು. ಜೀವಿಗೆ ಏನೂ ದೇವೋತ್ತಮ ಪರಮಪುರುಷನಿಗೆ ಇರುವ ಪ್ರಮಾಣದಲ್ಲಿ ಇರುವುದಿಲ್ಲ. ಆದುದರಿಂದ ಮಯಾತ್ ಪ್ರತ್ಯಯವನ್ನು ಬಿಡೀ ಜೀವಿಯು ಸ್ವಯಂ ಸ್ಪೂರ್ಣ ಎನ್ನುವ ಅರ್ಥದಲ್ಲಿ ಬಳಸಲು ಸಾಧ್ಯವಿಲ್ಲ. ಬಿಡೀ ಜೀವಕ್ಕೆ ಎಂದೂ ಸಾಕಷ್ಟು ಜ್ಞಾನವಿರುವುದಿಲ್ಲ. ಇಲ್ಲವಾದರೆ ಅದು ಮಾಯೆಯ ನಿಯಂತ್ರಣಕ್ಕೆ ಹೇಗೆ ಬರುತ್ತಿತ್ತು? ಆದುದರಿಂದ ಸಾಕಾದಷ್ಟು ಎನ್ನುವ ಪದವನ್ನು ಜೀವಿಯ ಗಾತ್ರದ ಪ್ರಮಾಣಕ್ಕೆ ಅನುಗುಣವಾಗಿ ಮಾತ್ರ ಒಪ್ಪಬಹುದು. ಪರಮಪ್ರಭು ಮತ್ತು ಜೀವಿಗಳ ಆಧ್ಯಾತ್ಮಿಕ ಏಕತ್ವವನ್ನು ಸಾಮರಸ್ಯ ಎಂದು ಒಪ್ಪಲಾಗದು. ಪ್ರತಿಯೊಂದು ಜೀವಿಯೂ ಪ್ರತ್ಯೇಕ ಸಮರಸ ಏಕತ್ವವನ್ನು ಒಪ್ಪಿಕೊಂಡರೆ ಒಂದು ಬಿಡಿ ಆತ್ಮಕ್ಕೆ ಬಿಡುಗಡೆಯು ದೊರೆತಾಗ ಕೂಡಲೇ ಎಲ್ಲ ಆತ್ಮಗಳಿಗೂ ಬಿಡುಗಡೆಯು ದೊರೆಯಬೇಕಾಗುತ್ತದೆ. ಆದರೆ ವಾಸ್ತವಾಂಶವೆಂದರೆ ಪ್ರತಿಯೊಂದು ಬಿಡಿ ಆತ್ಮವು ಈ ಭೌತಿಕ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಸಂತೋಷ ಮತ್ತು ಕಷ್ಟಗಳನ್ನು ಅನುಭವಿಸುತ್ತಿವೆ. ಮಯಾತ್ ಎನ್ನುವ ಪದವನ್ನು ರೂಪ ಪರಿವರ್ತನೆ ಎನ್ನುವ ಅರ್ಥದಲ್ಲಿ ಸಹ ಬಳಸುತ್ತಾರೆ. ಕೆಲವೊಮ್ಮೆ ಉಪ ಉತ್ಪನ್ನ ಎನ್ನುವ ಅರ್ಥದಲ್ಲಿ ಬಳಸುತ್ತಾರೆ. ಸ್ವತಃ ಬ್ರಹ್ಮನ್ ವಿವಿಧ ರೀತಿಗಳ ದೇಹಗಳನ್ನು ಸ್ವೀಕರಿಸಿದ್ದಾನೆ. ಇದು ಅವನ ಲೀಲೆ ಎನ್ನುವುದು ನಿರಾಕಾರ ಸಿದ್ಧಾಂತ. ಆದರೆ ನೂರಾರು ಸಾವಿರಾರು ಬಗೆಯ ಜೀವವರ್ಗಗಳಿವೆ. ಉದಾಹರಣೆಗೆ ಮನುಷ್ಯರು, ದೇವತೆಗಳು, ಪಕ್ಷಿಗಳು, ಮೃಗಗಳು, ಅವೆಲ್ಲವೂ ಪರಮಸತ್ಯದ ವಿಸ್ತೃತ ರೂಪಗಳಾಗಿದ್ದರೆ ಮುಕ್ತಿಯ ಪ್ರಶ್ನೆಯೇ ಇರುತ್ತಿರಲಿಲ್ಲ. ಏಕೆಂದರೆ ಬ್ರಹ್ಮನಾಗಲೇ ಮುಕ್ತನಾಗಿದ್ದಾನೆ. ಮಾಯಾವಾದಿಗಳ ಇನ್ನೊಂದು ವ್ಯಾಖ್ಯಾನವೆಂದರೆ ಪ್ರತಿ ಯುಗದಲ್ಲಿಯೂ ಬೇರೆ ಬೇರೆ ಬಗೆಯ ಶರೀರಗಳು ಕಾಣಿಸಿಕೊಳ್ಳುತ್ತವೆ. ಯುಗವು ಮುಗಿದಾಗ ವಿಭಿನ್ನ ದೇಹಗಳು ಅಥವಾ ಬ್ರಹ್ಮನ್ನ ವಿಸ್ತೃತ ರೂಪಗಳು ಎಲ್ಲ ವಿಭಿನ್ನ ಅಭಿವ್ಯಕ್ತಿಯನ್ನು ಅಂತ್ಯಗೊಳಿಸಿ ತಂತಾವೇ ಒಂದಾಗುತ್ತವೆ ಎನ್ನುವುದು ಈ ಸಿದ್ಧಾಂತದ ಪ್ರಕಾರ ಮುಂದಿನ ಯುಗದಲ್ಲಿ ಬ್ರಹ್ಮನ್ನು ಮತ್ತೆ ಬೇರೆ ಬೇರೆ ರೂಪದ ದೇಹಗಳಲ್ಲಿ ವಿಸ್ತೃತನಾಗುತ್ತಾನೆ. ನಾವು ಈ ಸಿದ್ಧಾಂತವನ್ನು ಒಪ್ಪಿಕೊಂಡರೆ ಬ್ರಹ್ಮನ್ಗೂ ಬದಲಾವಣೆ ಎನ್ನುವುದುಂಟು. ಆದರೆ ಇದನ್ನು ಒಪ್ಪಿಕೊಳ್ಳಲು ಆಗುವುದಿಲ್ಲ. ಸ್ವಭಾವತಃ ಬ್ರಹ್ಮನ್ ಆನಂದಮಯನು ಎಂದು ವೇದಾಂತ ಸೂತ್ರದಿಂದ ನಮಗೆ ತಿಳಿಯುತ್ತದೆ. ಆದುದರಿಂದ ಅವನು ನೋವಿನ ಸ್ಥಿತಿಗಳನ್ನು ಅನುಭವಿಸುವ ದೇಹವಾಗಿ ತನ್ನನ್ನು ಮಾರ್ಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ವಾಸ್ತವವಾಗಿ ಬ್ರಹ್ಮನ್ನ ವಿಭಿನ್ನಾಂಶಗಳಾದ ಜೀವಿಗಳು, ಸೂಕ್ಷ್ಮಾತಿಸೂಕ್ಷ್ಮ ಕಣಗಳು, ಇವುಗಳಿಗೆ ಮಾಯೆಯಿಂದ ಆವೃತವಾಗುವ ಪ್ರವೃತ್ತಿ ಇರುತ್ತದೆ. ಈ ಮೊದಲೇ ವಿವರಿಸಿದಂತೆ ಬ್ರಹ್ಮನ್ನ ಕಣಗಳು ಜ್ವಾಲೆಯಲ್ಲಿ ಸಂತೋಷವಾಗಿ ಕುಣಿಯುತ್ತಿರುವ ಕಣಗಳಂತೆ ಇವೆ. ಆದರೆ ಅವು ಜ್ವಾಲೆಯಿಂದ ಹೊಗೆಗೆ ಬೀಳುವ ಸಾಧ್ಯತೆಯೂ ಇದೆ. ಹೊಗೆಯು ಅಗ್ನಿಯ ಇನ್ನೊಂದು ರೂಪ. ಈ ಭೌತಿಕ ಜಗತ್ತು ಹೊಗೆಯಂತೆ, ಆಧ್ಯಾತ್ಮಿಕ ಜಗತ್ತು ಪ್ರಜ್ವಲಿಸುವ ಉರಿಯಂತೆ. ಮಾಯೆಯ ಪ್ರಭಾವಕ್ಕೆ ಸಿಕ್ಕಾಗ ಅಸಂಖ್ಯಾತ ಜೀವಿಗಳು ಆಧ್ಯಾತ್ಮಿಕ ಜಗತ್ತಿನಿಂದ ಭೌತಿಕ ಜಗತ್ತಿಗೆ ಬೀಳಬಹುದು. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡು ಜೀವಿಯು ಭೌತಿಕ ಜಗತ್ತಿನ ಕಶ್ಮಲವನ್ನು ಸಂಪೂರ್ಣವಾಗಿ ತೊಳೆದುಕೊಂಡರೆ ಅದು ಮತ್ತೆ ಬಿಡುಗಡೆಯನ್ನು ಸಾಧಿಸಬಹುದು. ಭೌತಿಕ ಪ್ರಕೃತಿಯು ಪುರುಷನನ್ನು ಸ್ಪರ್ಶಿಸಿದಾಗ ಜೀವಿಗಳು ಹುಟ್ಟುತ್ತವೆ ಎನ್ನುವುದು ಅಸುರ ಸಿದ್ಧಾಂತ. ಇದನ್ನು ಒಪ್ಪಿಕೊಳ್ಳುವಂತಿಲ್ಲ. ಏಕೆಂದರೆ ಭೌತಿಕ ಪ್ರಕೃತಿಯು ಶಾಶ್ವತವಾದದ್ದು. ದೇವೋತ್ತಮ ಪರಮಪುರುಷನು ಶಾಶ್ವತನು. ಭೌತಿಕ ಪ್ರಕೃತಿಗಾಗಲಿ ದೇವೋತ್ತಮ ಪರಮಪುರುಷನಿಗಾಗಲಿ ಹುಟ್ಟು ಎನ್ನುವುದಿಲ್ಲ. ಪರಮಪ್ರಭುವನ್ನು ಅಜ ಎಂದು ಕರೆಯುತ್ತಾರೆ. ಹೀಗೆಂದರೆ ಜನನವಿಲ್ಲದವನು ಭೌತಿಕ ಪ್ರಕೃತಿಗೂ ಅಜ ಎಂದು ಹೆಸರು. ಅಜ ಮತ್ತು ಅಜಾ ಎರಡು ಶಬ್ದಗಳಿಗೂ ಜನನವಿಲ್ಲದ ಎಂದರ್ಥ. ಭೌತಿಕ ಪ್ರಕೃತಿಗೂ ಪರಮಪ್ರಭುವಿಗೂ ಹುಟ್ಟು ಎನ್ನುವುದಿಲ್ಲವಾದದ್ದರಿಂದ ಅವರಿಂದ ಜೀವಿಗಳು ಹುಟ್ಟಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನೀರು ಮತ್ತು ಗಾಳಿಗಳ ಸಂಪರ್ಕದಿಂದ ಅಸಂಖ್ಯಾತ ನೀರ್ಗುಳ್ಳೆಗಳು ಉಂಟಾಗುವಂತೆ ಭೌತಿಕ ಪ್ರಕೃತಿ ಮತ್ತು ಪರಮಪುರುಷನ ಸಂಯೋಗದಿಂದ ಈ ಭೌತಿಕ ಜಗತ್ತಿನಲ್ಲಿ ಜೀವಿಗಳು ಕಾಣಿಸಿಕೊಳ್ಳುತ್ತವೆ. ನೀರ್ಗುಳ್ಳೆಗಳಿಗೆ ವಿಧ ವಿಧವಾದ ಆಕಾರಗಳಿರುವಂತೆ ಜೀವಿಗಳು ಭೌತಿಕ ಜಗತ್ತಿನಲ್ಲಿ ಭೌತಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಬೇರೆ ಬೇರೆ ಆಕಾರಗಳಲ್ಲಿ ಮತ್ತು ಸ್ಥಿತಿಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಆದುದರಿಂದ ಮನುಷ್ಯರು, ದೇವತೆಗಳು, ಪ್ರಾಣಿಗಳು, ಪಕ್ಷಿಗಳು ಮೊದಲಾದ ವಿವಿಧ ರೂಪಗಳಲ್ಲಿ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವ ಜೀವಿಗಳಿಗೆ ಅವರ ವಿಭಿನ್ನ ಬಯಕೆಗಳಿಂದ ಅವರವರ ದೇಹಗಳು ಲಭ್ಯವಾಗಿವೆ ಎಂದು ಭಾವಿಸುವುದು ತಪ್ಪಲ್ಲ. ಇಂತಹ ಬಯಕೆಗಳು ತನ್ನಲ್ಲಿ ಯಾವಾಗ ಉದಿಸಿದವು ಎನ್ನುವುದನ್ನು ಯಾರೂ ಹೇಳಲಾರರು. ಆದುದರಿಂದ ಇಂತಹ ಭೌತಿಕ ಅಸ್ತಿತ್ವದ ಕಾರಣವು ಅನಾದಿ ಕರ್ಮ ಎಂದರೆ ಕಂಡುಹಿಡಿಯಲು ಸಾಧ್ಯವಲ್ಲದ್ದು ಎಂದು ಹೇಳುತ್ತಾರೆ. ಭೌತಿಕ ಜೀವನವು ಯಾವಾಗ ಪ್ರಾರಂಭವಾಯಿತು ಎನ್ನುವುದನ್ನು ಯಾರೂ ಹೇಳಲಾರರು. ಆದರೆ ಅದರ ಪ್ರಾರಂಭದ ಬಿಂದು ಒಂದುಂಟು ಎನ್ನುವುದು ವಾಸ್ತವ. ಏಕೆಂದರೆ ಮೂಲತಃ ಪ್ರತಿಯೊಂದು ಜೀವಿಯೂ ಒಂದು ಆಧ್ಯಾತ್ಮಿಕ ಕಿಡಿ. ಉರಿಯಿಂದ ನೆಲಕ್ಕೆ ಬೀಳುವ ಕಿಡಿಗಳಿಗೆ ಪ್ರಾರಂಭವಿರುವಂತೆ ಭೌತಿಕ ಜಗತ್ತಿಗೆ ಬರುವ ಜೀವಿಗಳಿಗೂ ಪ್ರಾರಂಭ ಉಂಟು. ಆದರೆ ಯಾವಾಗ ಎನ್ನುವುದನ್ನು ಯಾರೂ ಹೇಳಲಾರರು. ಕರಗಿ ಹೋಗುವಾಗಲೂ ಈ ಜೀವಿಗಳು ದೀರ್ಘ ನಿದ್ರೆಯಲ್ಲಿ ಎನ್ನುವಂತೆ ಪ್ರಭುವಿನ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಲೀನವಾಗುತ್ತವೆ. ಆದರೆ ಭೌತಿಕ ಜಗತ್ತಿನ ಮೇಲೆ ಯಜಮಾನಿಕೆಯನ್ನು ನಡೆಸಬೇಕೆಂಬ ಅವುಗಳ ಮೂಲ ಬಯಕೆಗಳು ಶಮನವಾಗುವುದಿಲ್ಲ. ಬ್ರಹ್ಮಾಂಡವು ಮತ್ತೆ ಸೃಷ್ಟಿಯಾದಾಗ ಅವೇ ಬಯಕೆಗಳನ್ನು ಪೂರೈಸಿಕೊಳ್ಳಲು ಹೊರಕ್ಕೆ ಬರುತ್ತವೆ. ಆದುದರಿಂದ ಅವು ಭಿನ್ನ ಜೀವವರ್ಗಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಲಯದ ಕಾಲದಲ್ಲಿ ಪರಮನಲ್ಲಿ ಲೀನವಾಗುವುದನ್ನು ಜೇನುತುಪ್ಪಕ್ಕೆ ಹೋಲಿಸಿದೆ. ಜೇನುಗೂಡಿನಲ್ಲಿ ವಿವಿಧ ಹೂವುಗಳ ಮತ್ತು ಹಣ್ಣುಗಳ ರುಚಿಗಳು ಉಳಿದಿರುತ್ತವೆ. ಆದರೆ ಜೇನುತುಪ್ಪವನ್ನು ಸವಿಯುವವನಿಗೆ ಯಾವ ಹೂವಿನಿಂದ ಯಾವ ಬಗೆಯ ಜೇನು ಬಂದಿದೆ ಎಂದು ತಿಳಿಯುವುದಿಲ್ಲ. ಆದರೆ ಜೇನಿನ ಸವಿಯಿಂದ ಜೇನುತುಪ್ಪದಲ್ಲಿ ಸಮರಸವಿಲ್ಲ, ಅದು ಬೇರೆ ಬೇರೆ ರುಚಿಗಳ ಸಮ್ಮಿಶ್ರಣ ಎಂದು ಅರ್ಥವಾಗುತ್ತದೆ. ಇನ್ನೊಂದು ಉದಾಹರಣೆಯನ್ನು ಕೊಡಬಹುದು. ಬೇರೆ ಬೇರೆ ನದಿಗಳು ಸಮುದ್ರದ ನೀರನ್ನು ಸೇರಿದರೂ ನದಿಗಳ ಪ್ರತ್ಯೇಕ ಅಸ್ತಿತ್ವಗಳು ಇದರಿಂದ ಅಂತ್ಯವಾದವು ಎಂದು ಹೇಳುವಂತಿಲ್ಲ. ಗಂಗಾ ಮತ್ತು ಯಮುನಾ ನದಿಗಳ ನೀರು ಸಮುದ್ರದ ನೀರಿನೊಡನೆ ಬೆರೆತರೂ ಗಂಗಾ ಯಮುನಾ ನದಿಗಳು ಪ್ರತ್ಯೇಕವಾಗಿ ಉಳಿಯುತ್ತವೆ. ಪ್ರಳಯದ ಕಾಲದಲ್ಲಿ ಬೇರೆ ಬೇರೆ ಜೀವಿಗಳು ಬ್ರಹ್ಮನ್ನಲ್ಲಿ ಲೀನವಾಗುವುದರಿಂದ ವಿವಿಧ ಬಗೆಯ ದೇಹಗಳು ಅಂತ್ಯವಾಗುವುದು ಅಗತ್ಯ. ಆದರೆ ತಮ್ಮ ಭಿನ್ನ ಭಿನ್ನವಾದ ರುಚಿಗಳೊಂದಿಗೆ ಜೀವಿಗಳು ಭೌತಿಕ ಜಗತ್ತು ಮತ್ತೆ ಕಾಣಿಸಿಕೊಳ್ಳುವವರೆಗೆ ಪ್ರತ್ಯೇಕವಾಗಿ ಬ್ರಹ್ಮನ್ನಲ್ಲಿ ಲೀನವಾಗಿ ಇರುತ್ತವೆ. ಸಮುದ್ರದ ನೀರಿನ ಉಪ್ಪು ರುಚಿ, ಗಂಗಾ ನದಿಯ ನೀರಿನ ಸಿಹಿ ರುಚಿ ಬೇರೆ ಬೇರೆಯಾಗಿದ್ದು, ಈ ವ್ಯತ್ಯಾಸವು ಎಂದೂ ಇದ್ದೇ ಇರುವಂತೆ ಪ್ರಳಯ ಕಾಲದಲ್ಲಿ ಪರಮಪ್ರಭುವೂ ಜೀವಿಗಳೂ ಒಂದಾಗುವಂತೆ ಕಂಡರೂ ಅವುಗಳ ನಡುವಣ ವ್ಯತ್ಯಾಸವು ಇದ್ದೇ ಇರುತ್ತವೆ. ಆದುದರಿಂದ ನಿರ್ಣಯ ಇದು, ಎಲ್ಲ ಭೌತಿಕ ಸ್ಥಿತಿಯ ಮಲಿನತೆಯಿಂದ ಜೀವಿಗಳು ಬಿಡುಗಡೆ ಹೊಂದಿದಾಗಲೂ ಅವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಲೀನವಾಗುತ್ತವೆ. ಆದರೆ ಪರಮಪ್ರಭುವಿಗೆ ಸಂಬಂಧಿಸಿದಂತೆ ಅವುಗಳ ಪ್ರತ್ಯೇಕ ರೂಪಗಳು
ಹೀಗೆ ಮುಂದುವರಿಸಿದವು. ಪ್ರಿಯ ಪ್ರಭುವೆ, ಎಲ್ಲ ಜೀವಿಗಳನ್ನು ನಿನ್ನ ಭೌತಿಕ ಶಕ್ತಿಯು ಆಕರ್ಷಿಸುತ್ತದೆ. ಅವು ತಾವು ಭೌತಿಕ ಪ್ರಕೃತಿಯಿಂದ ಉತ್ಪನ್ನವಾದವು ಎಂದು ತಪ್ಪಾಗಿ ಗುರುತಿಸಿಕೊಳ್ಳುವುದರಿಂದ ನಿನ್ನೊಡನೆ ಅವುಗಳಿಗಿರುವ ನಿತ್ಯ ಸಂಬಂಧವನ್ನು ಮರೆತು ಅವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗುತ್ತವೆ. ಅಜ್ಞಾನದ ಫಲವಾಗಿ ಈ ಜೀವಿಗಳು ತಮ್ಮನ್ನು ಭಿನ್ನ ಭಿನ್ನ ಜೀವರೂಪಗಳಲ್ಲಿ ಗುರುತಿಸಿಕೊಳ್ಳುತ್ತವೆ. ಮುಖ್ಯವಾಗಿ ಅವುಗಳನ್ನು ಮನುಷ್ಯ ರೂಪಕ್ಕೆ ಎತ್ತಿದಾಗ ಅವು ಯಾವುದಾದರೊಂದು ಮಾನವ ವರ್ಗ ಅಥವಾ ಜನಾಂಗ ಅಥವಾ ದೇಶ ಅಥವಾ ಧರ್ಮದೊಂದಿಗೆ ಗುರುತಿಸಿಕೊಂಡು ನಿನ್ನ ನಿರಂತರ ಸೇವಕರಾಗಿ ಅವುಗಳಿಗಿರುವ ಅಸ್ತಿತ್ವವನ್ನು ಮರೆತು ಬಿಡುತ್ತವೆ. ಈ ತಪ್ಪು ಕಲ್ಪನೆಯಿಂದಾಗಿ ಅವು ಮತ್ತೆ ಮತ್ತೆ ಹುಟ್ಟುತ್ತವೆ, ಸಾಯುತ್ತವೆ. ಇಂತಹ ಕೋಟ್ಯಂತರ ಜೀವಿಗಳಲ್ಲಿ ಒಬ್ಬನು ಪರಿಶುದ್ಧ ಭಕ್ತರ ಸಹವಾಸದಿಂದ ಸಾಕಷ್ಟು ಬುದ್ಧಿಯನ್ನು ಕಲಿತರೆ ಅವನು ಕೃಷ್ಣ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಭೌತಿಕ ಮಿಥ್ಯ ಕಲ್ಪನೆಯ ಹಿಡಿತದಿಂದ ಹೊರಕ್ಕೆ ಬರುತ್ತಾನೆ. ಜೀವಿಗಳು ಈ ವಿಶ್ವದಲ್ಲಿ ಬೇರೆ ಬೇರೆ ಜೀವವರ್ಗಗಳಲ್ಲಿ ಅಲೆದಾಡುತ್ತಿರುತ್ತವೆ. ಆದರೆ ಅವುಗಳಲ್ಲಿ ಒಂದು ಜೀವವು ಗುರುವಿನ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಕೃಪೆಯಿಂದ ಸಾಕಷ್ಟು ಜಾಣನಾದರೆ ಅದು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಭಕ್ತಿಪೂರ್ವಕ ಜೀವನವನ್ನು ಪ್ರಾರಂಭಿಸುತ್ತದೆ ಎಂದು ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳು ದೃಢಪಡಿಸಿದ್ದಾರೆ. ಹರಿಂ ವಿನಾ ನ ಮೃತಿಂ ತರಂತಿ, ದೇವೋತ್ತಮ ಪರಮಪುರುಷನ ಸಹಾಯವಿಲ್ಲದೆ ಮನುಷ್ಯನು ಮತ್ತೆ ಮತ್ತೆ ಬರುವ ಹುಟ್ಟು ಸಾವುಗಳ ಹಿಡಿತದಿಂದ ತಪ್ಪಿಸಿಕೊಳ್ಳಲಾರ ಎಂದು ಹೇಳಿದೆ. ಎಂದರೆ ಪರಮಪ್ರಭು ದೇವೋತ್ತಮ ಪುರುಷನು ಬುದ್ಧಿಜೀವಿಗಳನ್ನು ಜನನ ಮರಣಗಳ ಚಕ್ರದಿಂದ ಬಿಡಿಸಬಲ್ಲ. ವೇದಗಳ ಸಾಕಾರ ರೂಪಗಳು ಹೀಗೆ ಮುಂದುವರಿಸಿದವು. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳೆನ್ನುವ ಕಾಲದ ಪ್ರಭಾವ ಮತ್ತು ಅತಿ ಉಷ್ಣ, ಅತಿ ಶೀತ, ಜನನ ಮರಣ, ವೃದ್ಧಾಪ್ಯ, ಕಾಯಿಲೆ, ಈ ಭೌತಿಕ ಸಂಕಟಗಳು ನಿನ್ನ ಹುಬ್ಬುಗಳ ಚಲನೆ ಅಷ್ಟೇ. ಪ್ರತಿಯೊಂದು ನಿನ್ನ ಆದೇಶದಂತೆ ನಡೆಯುತ್ತದೆ. ಎಲ್ಲ ಭೌತಿಕ ಚಟುವಟಿಕೆಗಳು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಆದೇಶದಂತೆ ನಡೆಯುತ್ತವೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ನಿನಗೆ ಶರಣಾಗತರಾಗದೆ ಇರುವವರಿಗೆ ಭೌತಿಕ ಅಸ್ತಿತ್ವದ ಎಲ್ಲ ಸ್ಥಿತಿಗಳೂ ಪರಸ್ಪರ ವಿರೋಧವಾದ ಅಂಶಗಳು. ಆದರೆ ಶರಣಾಗತ ಆತ್ಮಗಳಾಗಿ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಇವುಗಳಿಂದ ಭಯವಾಗುವುದಿಲ್ಲ. ನರಸಿಂಹದೇವರು ಪ್ರತ್ಯಕ್ಷನಾದಾಗ ಪ್ರಹ್ಲಾದ ಮಹಾರಾಜನಿಗೆ ಭಯವಾಗಲಿಲ್ಲ.
ಆದರೆ ನಾಸ್ತಿಕನಾದ ಅವನ ತಂದೆಗೆ ಮೃತ್ಯುವೇ ಬಂದಂತಾಯಿತು. ಅವನು ಸತ್ತ. ಆದುದರಿಂದ ಹಿರಣ್ಯಕಶಿಪುವಿನಂತಹ ನಾಸ್ತಿಕನಿಗೆ ನರಸಿಂಹನು ಮೃತ್ಯುವಾದರೂ ಪ್ರಹ್ಲಾದನಂತಹ ಭಕ್ತನಿಗೆ ಆನಂದ ಸಾಗರನಾಗುತ್ತಾನೆ ಮತ್ತು ಸದಾ ಕರುಣಾಮಯಿಯಾಗಿರುತ್ತಾನೆ. ಆದುದರಿಂದ ಪರಿಶುದ್ಧ ಭಕ್ತನಿಗೆ ಹುಟ್ಟು, ಸಾವು, ಮುಪ್ಪು ಮತ್ತು ರೋಗ ಇವುಗಳ ಭಯವಿಲ್ಲ. ಶ್ರೀಪಾದ ಶ್ರೀ ಶ್ರೀಧರ ಸ್ವಾಮಿಗಳು ಒಂದು ಸುಂದರವಾದ ಕವನವನ್ನು ರಚಿಸಿದ್ದಾರೆ. ಅದರ ಭಾವಾರ್ಥವು ಹೀಗಿದೆ. ಪ್ರಿಯ ಪ್ರಭುವೇ, ನಾನು ಭೌತಿಕ ಅಸ್ತಿತ್ವದ ಸ್ಥಿತಿಗತಿಗಳಿಂದ ಸದಾ ಅಶಾಂತಿಗೆ ಒಳಗಾಗುವ ಜೀವಿ. ಭೌತಿಕ ಅಸ್ತಿತ್ವದ ವಿನಾಶಕ ಚಕ್ರವು ನನ್ನನ್ನು ತುಂಡು ತುಂಡನ್ನಾಗಿ ಮಾಡಿದೆ. ಭೌತಿಕ ಜಗತ್ತಿನಲ್ಲಿ ನಾನು ಮಾಡಿರುವ ಹಲವಾರು ಪಾಪಕರ್ಮಗಳಿಂದ ನಾನು ಭೌತಿಕ ಕರ್ಮಫಲದ ಜ್ವಾಲೆಯಲ್ಲಿ ಉರಿಯುತ್ತಿದ್ದೇನೆ. ಪ್ರಿಯ ಪ್ರಭುವೇ, ಹೇಗೋ ಎಂತೋ ನಾನು ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇನೆ. ದಯಮಾಡಿ ನನ್ನನ್ನು ಸ್ವೀಕರಿಸಿ ರಕ್ಷಿಸು. ಶ್ರೀಲ ನರೋತ್ತಮ ದಾಸ ಠಾಕೂರರು ಹೀಗೆ ಪ್ರಾರ್ಥನೆ ಮಾಡುತ್ತಾರೆ. ಪ್ರಿಯ ಪ್ರಭುವೇ, ನಂದ ಮಹಾರಾಜನ ತನಯನೇ, ವೃಷಭಾನುಸುತೆಯ ಸಂಗಾತಿಯೇ, ಭೌತಿಕ ಬದುಕಿನ ಸ್ಥಿತಿಗತಿಗಳಲ್ಲಿ ಬಹುವಾಗಿ ನೊಂದು ನಾನೀಗ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯಲು ಬಂದಿದ್ದೇನೆ. ನನಗೆ ದಯ ತೋರು ಎಂದು ಬೇಡಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ದೂರ ಒದ್ದು ಬಿಡಬೇಡ. ನಿನ್ನನ್ನು ಬಿಟ್ಟರೆ ನನಗೆ ಆಶ್ರಯವಿಲ್ಲ. ಇದರ ನಿರ್ಣಯವೆಂದರೆ ಭಕ್ತಿಯೋಗವನ್ನು ಬಿಟ್ಟು ಆತ್ಮ ಸಾಕ್ಷಾತ್ಕಾರದ ಅಥವಾ ಭಗವಂತನ ಸಾಕ್ಷಾತ್ಕಾರದ ಬೇರೆ ಯಾವುದೇ ವಿಧಾನವಾದರೂ ಕಷ್ಟ ಎನ್ನುವುದು. ಅದರಲ್ಲಿಯೂ ಈ ಯುಗದಲ್ಲಿ ಭೌತಿಕ ಬದ್ಧ ಬದುಕಿನ ಕಶ್ಮಲದಿಂದ ಬಿಡುಗಡೆಯಾಗಲು ಇರುವ ಒಂದೇ ದಾರಿ ಎಂದರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ಆಶ್ರಯ ಪಡೆಯುವುದು. ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವರು ತಮ್ಮ ಕಾಲವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಅವರಿಗೆ ಆಧ್ಯಾತ್ಮ ಬದುಕಿನ ನಿಷ್ಕೃಷ್ಟವಾದ ಪುರಾವೆ ಏನೂ ಇಲ್ಲ. ಶ್ರೀರಾಮಚಂದ್ರನು ನನಗೆ ಶರಣಾಗತನಾಗಿ ತಾನು ನನ್ನ ಸೇವಕನೆಂದು ಖಚಿತವಾಗಿ ತೀರ್ಮಾನಿಸಿದ ಯಾರಿಗೇ ಆಗಲಿ ನಾನು ಆತ್ಮವಿಶ್ವಾಸವನ್ನು ಭದ್ರತೆಯನ್ನು ಕೊಡುತ್ತೇನೆ, ಏಕೆಂದರೆ ಅದೇ ನನಗೆ ಸಹಜ ಸ್ವಭಾವ ಎಂದು ಹೇಳಿದ್ದಾನೆ. ಹಾಗೆಯೇ ಭೌತಿಕ ಪ್ರಕೃತಿಯ ಪ್ರಭಾವವನ್ನು ನಿವಾರಿಸಲು ಸಾಧ್ಯವಿಲ್ಲ. ಆದರೆ ನನಗೆ ಶರಣಾಗುವ ಯಾರೇ ಆಗಲಿ ಭೌತಿಕ ಪ್ರಕೃತಿಯ ಪ್ರಭಾವವನ್ನು ನಿವಾರಿಸಿಕೊಳ್ಳಬಹುದು ಎಂದು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ. ಭಕ್ತರಲ್ಲದವರ ಜೊತೆಗೆ ವಾದ ಮಾಡಿ ಅವರ ಅಭಿಪ್ರಾಯಗಳು ತಪ್ಪೆಂದು ತೋರಿಸಿಕೊಡುವುದರಲ್ಲಿ ಭಕ್ತರಿಗೆ ಆಸಕ್ತಿ ಇಲ್ಲ. ಹೀಗೆ ಕಾಲವನ್ನು ವ್ಯರ್ಥ ಮಾಡುವ ಬದಲು ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ದಿವ್ಯ ಪ್ರೇಮದ ಸೇವೆಯಲ್ಲಿ ನಿರತರಾಗಲು ಬಯಸುತ್ತಾರೆ. ವೇದಗಳ ಸಾಕಾರ ರೂಪಗಳು ಮುಂದುವರಿದು ಹೀಗೆ ಹೇಳಿದವು. ಪ್ರಿಯ ಪ್ರಭುವೇ, ಮಹಾನ್ ಯೋಗಿಗಳಿಗೆ ಮನಸ್ಸೆಂಬ ಆನೆಯ ಮೇಲೆ ಮತ್ತು ಇಂದ್ರಿಯಗಳ ಬಿರುಗಾಳಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಇರಬಹುದು. ಆದರೂ ಅವರು ಒಬ್ಬ ನಿಜವಾದ ಗುರುವಿನ ರಕ್ಷಣೆಯನ್ನು ಪಡೆದುಕೊಳ್ಳದಿದ್ದರೆ ಅವರು ಭೌತಿಕ ಪ್ರಭಾವಕ್ಕೆ ಬಲಿಯಾಗುತ್ತಾರೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಅವರ ಪ್ರಯತ್ನಗಳು ವಿಫಲವಾಗುತ್ತವೆ. ಮಾರ್ಗದರ್ಶನವಿಲ್ಲದ ಇಂತಹ ಜನರನ್ನು ಹಡಗಿನ ನಾಯಕನಿಲ್ಲದೆ ಹಡಗಿನಲ್ಲಿ ಹೋಗುವ ವರ್ತಕರಿಗೆ ಹೋಲಿಸಬಹುದು. ತನ್ನ ವೈಯಕ್ತಿಕ ಪ್ರಯತ್ನಗಳಿಂದಷ್ಟೇ ಯಾರೂ ಭೌತಿಕ ಪ್ರಕೃತಿಯ ಹಿಡಿತದಿಂದ ತಪ್ಪಿಸಿಕೊಳ್ಳಲಾರರು. ನಿಜವಾದ ಗುರುವನ್ನು ಹುಡುಕಿ ಅವನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು. ಹೀಗಾದರೆ ಭೌತಿಕ ಸ್ಥಿತಿ ಗತಿಗಳ ಅಜ್ಞಾನವನ್ನು ದಾಟಬಹುದು. ಇದಕ್ಕೆ ಸಂಬಂಧಿಸಿದಂತೆ ಶ್ರೀಪಾದ ಶ್ರೀಧರ ಸ್ವಾಮಿಗಳು ಒಂದು ಒಳ್ಳೆಯ ಕವನವನ್ನು ಬರೆದಿದ್ದಾರೆ. ಅವರು ಹೀಗೆ ಹೇಳುತ್ತಾರೆ. ಸರ್ವ ದಯಾಮಯನಾದ ಗುರುವೇ, ದೇವೋತ್ತಮ ಪರಮಪುರುಷನ ಪ್ರತಿನಿಧಿಯೇ, ನನ್ನ ಮನಸ್ಸು ನಿನ್ನ ಚರಣ ಕಮಲಗಳಿಗೆ ಪೂರ್ಣವಾಗಿ ವಶವಾಗುವುದು ಯಾವಾಗ? ಆಗ ಮಾತ್ರವೇ ನಿನ್ನ ದಯೆಯಿಂದ ನಾನು ಆಧ್ಯಾತ್ಮಿಕ ಜೀವನಕ್ಕಿರುವ ಎಲ್ಲ ಅಡ್ಡಿಗಳಿಂದ ಬಿಡುಗಡೆಯಾಗಬಹುದು, ಆನಂದಮಯ ಜೀವನದಲ್ಲಿ ನೆಲೆ ಕಾಣಬಹುದು. ವಾಸ್ತವವಾಗಿ ಆನಂದಮಯ ಸಮಾಧಿ ಅಥವಾ ದೇವೋತ್ತಮ ಪರಮಪುರುಷನಲ್ಲಿ ಲೀನವಾಗುವುದನ್ನು ಸದಾ ಅವನ ಸೇವೆಯಲ್ಲಿ ನಿರತರಾಗುವುದರಿಂದ ಸಾಧಿಸಬಹುದು. ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದರಿಂದ ಮಾತ್ರವೇ ಭಕ್ತಿಪೂರ್ವಕ ಸೇವೆಯಲ್ಲಿ ಸದಾ ನಿರತನಾಗಿರಲು ಸಾಧ್ಯ. ಆದುದರಿಂದ ಭಕ್ತಿಪೂರ್ವಕ ಸೇವೆಯ ಶಾಸ್ತ್ರವನ್ನು ಅರಿಯಲು ನಿಜವಾದ ಗುರುವಿಗೆ ಶರಣಾಗಬೇಕು ಎಂದು ವೇದಗಳು ಉಪದೇಶಿಸುತ್ತವೆ. ಗುರು ಶಿಷ್ಯ ಪರಂಪರೆಯಲ್ಲಿ ಭಕ್ತಿಪೂರ್ವಕ ಸೇವೆಯ ಶಾಸ್ತ್ರವನ್ನು ಬಲ್ಲವನೇ ನಿಜವಾದ ಗುರು. ಈ ಗುರು ಶಿಷ್ಯ ಪರಂಪರೆಗೆ ಶ್ರೋತ್ರಿಯಂ ಎಂದು ಹೆಸರು. ಗುರು ಶಿಷ್ಯ ಪರಂಪರೆಯಲ್ಲಿ ಗುರುವಾದವನ ಲಕ್ಷಣವೆಂದರೆ ಅವನು 100ಕ್ಕೆ 100ರಷ್ಟು ಭಕ್ತಿಯೋಗದಲ್ಲಿ ಸ್ಥಿತನಾಗಿರುತ್ತಾನೆ. ಕೆಲವೊಮ್ಮೆ ಜನರು ಗುರುವನ್ನು ಪಡೆಯದೆ ಅಲಕ್ಷ್ಯ ಮಾಡುತ್ತಾರೆ. ಯೋಗಾಭ್ಯಾಸದಿಂದ ಆತ್ಮ ಸಾಕ್ಷಾತ್ಕಾರ ಪಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ವಿಶ್ವಾಮಿತ್ರನಂತಹ ಮಹಾಯೋಗಿಯೂ ಸೇರಿದಂತೆ ಇದರ ವೈಫಲ್ಯಕ್ಕೆ ಹಲವಾರು ಉದಾಹರಣೆಗಳಿವೆ. ಮನಸ್ಸನ್ನು ನಿಯಂತ್ರಿಸುವುದು ಚಂಡಮಾರುತವನ್ನು ತಡೆಯುವಷ್ಟು ಅಸಾಧ್ಯ ಎಂದು ಅರ್ಜುನನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕೆಲವೊಮ್ಮೆ ಮನಸ್ಸನ್ನು ಉನ್ಮತ್ತ ಆನೆಗೆ ಹೋಲಿಸಿದ್ದಾರೆ. ಗುರುವಿನ ಮಾರ್ಗದರ್ಶನವಿಲ್ಲದೆ ಮನುಷ್ಯನು ಮನಸ್ಸನ್ನೂ ಇಂದ್ರಿಯಗಳನ್ನೂ ನಿಯಂತ್ರಿಸಲಾರ ಎಂದರೆ ಮನುಷ್ಯನು ಯೋಗಾಭ್ಯಾಸವನ್ನಷ್ಟನ್ನೇ ಮಾಡಿ ನಿಜವಾದ ಗುರುವನ್ನು ಪಡೆಯದಿದ್ದರೆ ಅವನು ವಿಫಲನಾಗುತ್ತಾನೆ. ತನ್ನ ಬೆಲೆ ಬಾಳುವ ಸಮಯವನ್ನು ವ್ಯರ್ಥ ಮಾಡುತ್ತಾನೆ. ಆಚಾರ್ಯನ ಮಾರ್ಗದರ್ಶನವಿಲ್ಲದೆ ಪೂರ್ಣ ಜ್ಞಾನವನ್ನು ಪಡೆಯುವುದು ಅಸಾಧ್ಯ ಎಂದು ವೇದದ ಆದೇಶ. ಆಚಾರ್ಯವಾನ್ ಪುರುಷೋ ವೇದ. ಆಚಾರ್ಯನನ್ನು ಸ್ವೀಕರಿಸಿದವನಿಗೆ ಎಲ್ಲ ಸಂಗತಿಗಳು ತಿಳಿದಿರುತ್ತವೆ. ಪರಮಸತ್ಯವನ್ನು ವಾದಗಳಿಂದ ತಿಳಿಯಲು ಸಾಧ್ಯವಿಲ್ಲ. ಪರಿಪೂರ್ಣ ಬ್ರಾಹ್ಮಣ ಹಂತವನ್ನು ತಲುಪಿದವನು ಸಹಜವಾಗಿ ಸನ್ಯಾಸಿಯಾಗುತ್ತಾನೆ. ಅವನಿಗೆ ಪ್ರಾಪಂಚಿಕ ಗಳಿಕೆ ಬೇಕಿಲ್ಲ. ಏಕೆಂದರೆ ಅವನ ಆಧ್ಯಾತ್ಮಿಕ ಜ್ಞಾನದಿಂದ ಈ ಪ್ರಪಂಚದಲ್ಲಿ ಕೊರತೆ ಎನ್ನುವುದೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿರುತ್ತಾನೆ. ದೇವೋತ್ತಮ ಪರಮಪುರುಷನು ಎಲ್ಲವನ್ನೂ ಸಾಕಾದಷ್ಟು ಪ್ರಮಾಣದಲ್ಲಿ ಕೊಟ್ಟಿರುತ್ತಾನೆ. ಆದುದರಿಂದ ನಿಜವಾದ ಬ್ರಾಹ್ಮಣನು ಪ್ರಾಪಂಚಿಕ ಪರಿಪೂರ್ಣತೆಗಾಗಿ ಪ್ರಯತ್ನಿಸುವುದಿಲ್ಲ. ಆದೇಶಗಳನ್ನು ಸ್ವೀಕರಿಸಲು ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುತ್ತಾನೆ. ಗುರುವಿನ ಅರ್ಹತೆ ಎಂದರೆ ಅವನು ಬ್ರಹ್ಮನಿಷ್ಠಂ. ಹೀಗೆಂದರೆ ಅವನು ಬೇರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ದೇವೋತ್ತಮ ಪರಮಪುರುಷನಿಗಾಗಿ ಕೆಲಸ ಮಾಡಲು ತನ್ನ ಜೀವನವನ್ನು ಸಮರ್ಪಿಸಿದ್ದಾನೆ ಎಂದರ್ಥ. ನಿಜವಾದ ಶಿಷ್ಯನು ನಿಜವಾದ ಗುರುವಿನ ಬಳಿಗೆ ಹೋದಾಗ ನಮ್ರತೆಯಿಂದ ಗುರುವಿಗೆ ಹೀಗೆ ಪ್ರಾರ್ಥನೆ ಮಾಡುತ್ತಾನೆ. ಪ್ರಿಯ ಪ್ರಭುವೇ, ದಯಮಾಡಿ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಪರಿಗ್ರಹಿಸಿ. ಆತ್ಮ ಸಾಕ್ಷಾತ್ಕಾರಕ್ಕೆ ಬೇರೆಲ್ಲ ವಿಧಾನಗಳನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುವಂತೆ ನನಗೆ ಮಾರ್ಗದರ್ಶನ ಮಾಡಿ. ಗುರುವಿನ ಮಾರ್ಗದರ್ಶನದಿಂದ ಪ್ರಭುವಿನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗಿದ ಭಕ್ತನು ಹೀಗೆ ಯೋಚಿಸುತ್ತಾನೆ. ಪ್ರಿಯ ಪ್ರಭುವೇ, ನೀನು ಆನಂದದ ಆಕರನು. ನೀನಿರುವಾಗ ಸಮಾಜ, ಸ್ನೇಹ ಮತ್ತು ಪ್ರೇಮಗಳಿಂದ ಬರುವ ಅಲ್ಪಕಾಲದ ಸಂತೋಷದಿಂದ ಏನು ಪ್ರಯೋಜನ? ಆನಂದ ಸಾಗರದ ಅರಿವಿಲ್ಲದವರು ಇಂದ್ರಿಯ ತೃಪ್ತಿಯಿಂದ ಸಂತೋಷವನ್ನು ಪಡೆಯಲು ತಪ್ಪು ಹಾದಿಯಲ್ಲಿ ನಡೆಯುತ್ತಾರೆ. ಆದರೆ ಇದು ಅಲ್ಪಕಾಲದ್ದು ಮತ್ತು ಮಾಯೆ. ಮಹಾವೈಷ್ಣವ ಭಕ್ತನೂ ಮತ್ತು ಕವಿಯೂ ಆದ ವಿದ್ಯಾಪತಿಯು ಹೀಗೆ ಹೇಳುತ್ತಾನೆ. ಪ್ರಿಯ ಪ್ರಭುವೇ, ಸಮಾಜ, ಸ್ನೇಹ ಮತ್ತು ಪ್ರೇಮಗಳಲ್ಲಿ ನಿಸ್ಸಂದೇಹವಾಗಿಯೂ ಸ್ವಲ್ಪ ಸಂತೋಷವಿದೆ. ಆದರೆ ಇಂತಹ ಸಂತೋಷವು ಮರುಭೂಮಿಯಂತಿರುವ ನನ್ನ ಹೃದಯವನ್ನು ತಣಿಸಲಾರದು. ಮರುಭೂಮಿಯಲ್ಲಿ ನೀರಿನ ಸಾಗರದ ಅಗತ್ಯವಿದೆ. ಆದರೆ ಮರಳು ಭೂಮಿಗೆ ಒಂದು ಹನಿ ನೀರನ್ನೆರೆದರೆ ಆ ನೀರಿನಿಂದ ಪ್ರಯೋಜನವೇನು? ಹಾಗೆಯೇ ನಮ್ಮ ಭೌತಿಕ ಹೃದಯಗಳು ನಾನಾ ಬಗೆಯ ಅಪೇಕ್ಷೆಗಳಿಂದ ತುಂಬಿ ಹೋಗಿವೆ. ಸ್ನೇಹ ಮತ್ತು ಪ್ರೇಮಗಳ ಭೌತಿಕ ಸಮಾಜದಲ್ಲಿ ಇವನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಆನಂದದ ಪರಮಸಾಗರದಿಂದ ನಮ್ಮ ಹೃದಯಗಳು ಸಂತೋಷ ಪಡಲು ಪ್ರಾರಂಭಿಸಿದರೆ ಆಗ ನಾವು ತೃಪ್ತಿಪಟ್ಟುಕೊಳ್ಳಬಹುದು. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದರಿಂದಲೇ ಆ ದಿವ್ಯ ತೃಪ್ತಿಯು ಸಾಧ್ಯವಾಗುವುದು. ವೇದಗಳ ಸಾಕಾರ ರೂಪಗಳು ಹೀಗೆ ಮುಂದುವರಿಸಿದವು. ಪ್ರಿಯ ಪ್ರಭುವೇ, ನೀನು ಸಚ್ಚಿದಾನಂದ ವಿಗ್ರಹನು, ಎಂದರೆ ನೀನು ಸರ್ವಾನಂದಮಯನಾದ ಜ್ಞಾನಸ್ವರೂಪನು. ಜೀವಿಗಳು ನಿನ್ನ ವ್ಯಕ್ತಿತ್ವದ ವಿಭಿನ್ನಾಂಶಗಳಾದುದರಿಂದ ಸಂಪೂರ್ಣವಾಗಿ ನಿನ್ನ ಪ್ರಜ್ಞೆಯಲ್ಲಿರುವುದೇ ಅವುಗಳ ಸಹಜ ಸ್ಥಿತಿ. ಈ ಭೌತಿಕ ಜಗತ್ತಿನಲ್ಲಿ ಇಂತಹ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡವನಿಗೆ ಪ್ರಾಪಂಚಿಕ ಜೀವನ ವಿಧಾನವು ಮನಸ್ಸಿಗೆ ಹಿಡಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಯಿರುವ ಮನುಷ್ಯನು ಸಾಂಸಾರಿಕ ಜೀವನದಲ್ಲಿ ಅಥವಾ ಶ್ರೀಮಂತಿಕೆಯ ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ದೇಹದ ಅಗತ್ಯಗಳಿಗಾಗಿ ಒಂದಿಷ್ಟು ರಿಯಾಯಿತಿಯನ್ನು ಮಾತ್ರ ಬಯಸುತ್ತಾನೆ. ಎಂದರೆ ಅವನಿಗೆ ಇಂದ್ರಿಯ ತೃಪ್ತಿಯಲ್ಲಿ ಆಸಕ್ತಿಯೇ ಇಲ್ಲ. ಮನುಷ್ಯ ಜೀವನದ ಪರಿಪೂರ್ಣತೆಗೆ ಜ್ಞಾನ ಮತ್ತು ವೈರಾಗ್ಯಗಳೇ ಆಧಾರ. ಆದರೆ ಸಾಂಸಾರಿಕ ಜೀವನದಲ್ಲಿ ಜ್ಞಾನ ವೈರಾಗ್ಯಗಳ ಈ ಹಂತವನ್ನು ತಲುಪುವುದು ಬಹು ಕಷ್ಟ. ಆದುದರಿಂದ ಕೃಷ್ಣ ಪ್ರಜ್ಞೆ ಇರುವವರು ಭಕ್ತರ ಸಹವಾಸದಲ್ಲಿ ಅಥವಾ ತೀರ್ಥಕ್ಷೇತ್ರಗಳಲ್ಲಿ ರಕ್ಷಣೆ ಪಡೆಯುತ್ತಾರೆ. ಇಂತಹವರಿಗೆ ಪರಮಾತ್ಮ ಮತ್ತು ಜೀವಾತ್ಮಗಳ ಸಂಬಂಧ ಅರ್ಥವಾಗಿರುತ್ತದೆ. ಅವರು ಬದುಕಿನಲ್ಲಿ ದೇಹವೇ ಮುಖ್ಯ ಎಂದು ಭಾವಿಸುವುದಿಲ್ಲ. ಸಂಪೂರ್ಣ ಪ್ರಜ್ಞೆಯ ನಿನ್ನನ್ನು ತಮ್ಮ ಹೃದಯದಲ್ಲಿ ಸದಾ ಇರಿಸಿಕೊಂಡಿರುವುದರಿಂದ ಅವರು ಎಷ್ಟು ಪರಿಶುದ್ಧರಾಗುತ್ತಾರೆಂದರೆ ಅವರು ಎಲ್ಲಿಗೆ ಹೋದರೆ ಅದೇ ಪುಣ್ಯಕ್ಷೇತ್ರವಾಗುತ್ತದೆ. ಅವರ ಕಾಲನ್ನು ತೊಳೆದ ನೀರು ಈ ಭೌತಿಕ ಜಗತ್ತಿನಲ್ಲಿ ಸುಳಿದಾಡುತ್ತಿರುವ ಅನೇಕ ಮಂದಿ ಪಾಪಿಗಳನ್ನು ಉದ್ಧರಿಸಬಲ್ಲದು. ಪ್ರಹ್ಲಾದ ಮಹಾರಾಜನನ್ನು ನಾಸ್ತಿಕನಾದ ಅವನ ತಂದೆಯು ಅವನು ಕಲಿತಿದ್ದ ಒಳ್ಳೆಯದೇನನ್ನಾದರೂ ಹೇಳುವಂತೆ ಕೇಳಿದಾಗ ಪ್ರಹ್ಲಾದನು ಅಲ್ಪಕಾಲದ ಮತ್ತು ಸಾಪೇಕ್ಷ ಸತ್ಯಗಳಲ್ಲಿಯೇ ನಿರತನಾಗಿರುವುದರಿಂದ ಬಹು ಆತಂಕಗೊಂಡ ಪ್ರಾಪಂಚಿಕ ಆಸಕ್ತಿಯ ಮನುಷ್ಯನಿಗೆ ಅತ್ಯುತ್ತಮ ಮಾರ್ಗವೆಂದರೆ ಸಂಸಾರದ ಕುರುಡು ಭಾವಿಯನ್ನು ಬಿಟ್ಟು ಪರಮ ಪ್ರಭುವಿನ ಆಶ್ರಯವನ್ನು ಪಡೆಯಲು ಕಾಡಿಗೆ ಹೋಗುವುದು ಎಂದು ತನ್ನ ತಂದೆಗೆ ಉತ್ತರ ಕೊಟ್ಟನು. ವಾಸ್ತವವಾಗಿ ಪರಿಶುದ್ಧ ಭಕ್ತರಾದವರನ್ನು ಮಹಾತ್ಮರು ಎಂದು ಕೊಂಡಾಡಲಾಗುತ್ತದೆ. ಅವರು ಜ್ಞಾನದಲ್ಲಿ ಪರಿಪೂರ್ಣರು. ಅವರು ಸದಾ ಪರಮ ಪ್ರಭುವನ್ನು ಅವನ ಚರಣ ಕಮಲಗಳನ್ನು ಕುರಿತು ಯೋಚಿಸುತ್ತಿರುತ್ತಾರೆ. ಆದುದರಿಂದ ಪ್ರಯತ್ನವಿಲ್ಲದೆಯೇ ಮುಕ್ತರಾಗುತ್ತಾರೆ. ಸದಾ ಈ ಸ್ಥಿತಿಯಲ್ಲಿರುವವರು ಪ್ರಭುವಿನ ಕಲ್ಪನಾತೀತ ಸಾಮರ್ಥ್ಯದಿಂದ ವಿದ್ಯುಚ್ಛಕ್ತಿಯಿಂದ ಎನ್ನುವಂತೆ ಸ್ಪರ್ಶಿತರಾಗುತ್ತಾರೆ. ಅವರ ಅನುಯಾಯಿಗಳು ಮತ್ತು ಹಿಂಬಾಲಕರಿಗೆ ತಾವೇ ಮೋಕ್ಷದ ಮೂಲವಾಗುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿರುವವನಿಗೆ ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ವಿದ್ಯುತ್ ಸ್ಪರ್ಶವಾಗಿರುತ್ತದೆ. ಆದುದರಿಂದ ಅವನನ್ನು ಮುಟ್ಟುವ ಅಥವಾ ಅವನಲ್ಲಿ ಆಶ್ರಯ ಪಡೆಯುವ ಯಾರಿಗೇ ಆಗಲಿ ಆಧ್ಯಾತ್ಮಿಕ ಶಕ್ತಿಯ ವಿದ್ಯುತ್ ಸ್ಪರ್ಶವಾಗುತ್ತದೆ. ಇಂತಹ ಭಕ್ತರಿಗೆ ಭೌತಿಕ ಶ್ರೀಮಂತಿಕೆಗಳ ಗರ್ವವಿಲ್ಲ. ಸಾಮಾನ್ಯವಾಗಿ ಭೌತಿಕ ಶ್ರೀಮಂತಿಕೆಗಳು ಎಂದರೆ ಒಳ್ಳೆಯ ಕುಟುಂಬ, ಶಿಕ್ಷಣ, ಸ್ಫುರದ್ರೂಪ ಮತ್ತು ಐಶ್ವರ್ಯ. ಆದರೆ ಪ್ರಭುವಿನ ಭಕ್ತನಿಗೆ ಈ ನಾಲ್ಕು ಭೌತಿಕ ಶ್ರೀಮಂತಿಕೆಗಳಿದ್ದರೂ ಇಂತಹ ಘನತೆ ಇದೆ ಎಂದು ಅವನು ಅಹಂಕಾರದಿಂದ ಮೈ ಮರೆಯುವುದಿಲ್ಲ. ಪ್ರಭುವಿನ ಶ್ರೇಷ್ಠ ಭಕ್ತರು ಜಗತ್ತಿನಲ್ಲಿ ಒಂದು ಯಾತ್ರಾಸ್ಥಳದಿಂದ ಇನ್ನೊಂದು ಯಾತ್ರಾಸ್ಥಳಕ್ಕೆ ಪ್ರಯಾಣ ಮಾಡುತ್ತಿರುತ್ತಾರೆ. ದಾರಿಯಲ್ಲಿ ಅನೇಕ ಮಂದಿ ಬದ್ಧಾತ್ಮರನ್ನು ಕಾಣುತ್ತಾರೆ. ತಮ್ಮ ಸಹವಾಸದಿಂದ ಮತ್ತು ದಿವ್ಯ ಜ್ಞಾನವನ್ನು ಹಂಚುವುದರಿಂದ ಅವರನ್ನು ಉದ್ಧಾರ ಮಾಡುತ್ತಾರೆ. ಅವರು ವೃಂದಾವನ, ಮಥುರಾ, ದ್ವಾರಕಾ, ಜಗನ್ನಾಥಪುರಿ ಮತ್ತು ನವದ್ವೀಪ ಇಂತಹ ಸ್ಥಳಗಳಲ್ಲಿ ವಾಸ ಮಾಡುತ್ತಾರೆ. ಏಕೆಂದರೆ ಇಂತಹ ಸ್ಥಳಗಳಲ್ಲಿ ಭಕ್ತರು ಮಾತ್ರ ಸೇರುತ್ತಾರೆ. ಹೀಗೆ ಅವರು ಸಜ್ಜನರ ಸಹವಾಸದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಇಂತಹ ಸಹವಾಸದಿಂದ ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಮುಂದಕ್ಕೆ ಹೋಗುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯಿಲ್ಲದ ಸಾಮಾನ್ಯ ಸಂಸಾರ ಜೀವನದಲ್ಲಿ ಇಂತಹ ಪ್ರಗತಿಯುಗಗಳು ಹೀಗೆ ಮುಂದುವರಿದವು. ಪ್ರಿಯ ಪ್ರಭುವೇ, ಅಲೌಕಿಕವಾದಿಗಳಲ್ಲಿ ನಿರಾಕಾರವಾದಿಗಳು ಮತ್ತು ಸಾಕಾರವಾದಿಗಳು ಎಂದು ಎರಡು ವರ್ಗಗಳು. ಈ ಭೌತಿಕ ಸೃಷ್ಟಿಯು ಮಿಥ್ಯ, ಪರಮಸತ್ಯವೊಂದೇ ವಾಸ್ತವ ಎನ್ನುವುದು ನಿರಾಕಾರವಾದಿಗಳ ಅಭಿಪ್ರಾಯ. ಸಾಕಾರವಾದಿಗಳ ಅಭಿಪ್ರಾಯದಲ್ಲಿ ಭೌತಿಕ ಜಗತ್ತು ಅಶಾಶ್ವತವಾದರೂ ಮಿಥ್ಯೆಯಲ್ಲ ಸತ್ಯ. ತಮ್ಮ ತಮ್ಮ ಸಿದ್ಧಾಂತಗಳನ್ನು ಸಮರ್ಥಿಸಲು ಈ ಅಲೌಕಿಕವಾದಿಗಳು ಬೇರೆ ಬೇರೆ ವಾದಗಳನ್ನು ಬಳಸುತ್ತಾರೆ. ವಾಸ್ತವವಾಗಿ ಭೌತಿಕ ಜಗತ್ತು ಸತ್ಯವೂ ಹೌದು, ಮಿಥ್ಯೆಯೂ ಹೌದು. ಅದು ಸತ್ಯ, ಏಕೆಂದರೆ ಪ್ರತಿಯೊಂದೂ ಪರಮಸತ್ಯದ ವಿಸ್ತೃತ ರೂಪ. ಅದು ಮಿಥ್ಯೆ, ಏಕೆಂದರೆ ಭೌತಿಕ ಜಗತ್ತು ಅಶಾಶ್ವತ. ಅದು ಸೃಷ್ಟಿಯಾಗುತ್ತದೆ, ಲಯವಾಗುತ್ತದೆ. ಅಸ್ತಿತ್ವದ ಬೇರೆ ಬೇರೆ ಸ್ಥಿತಿಗಳಿಂದಾಗಿ ಬ್ರಹ್ಮಾಂಡಕ್ಕೆ ಸ್ಥಿರವಾದ ಸ್ಥಾನವಿಲ್ಲ. ಭೌತಿಕ ಜಗತ್ತು ಮಿಥ್ಯೆ ಎಂದು ಕಾಣಬೇಕೆಂದು ಹೇಳುವವರು ಸಾಮಾನ್ಯವಾಗಿ ಈ ಸೂತ್ರವನ್ನು ಹೇಳುತ್ತಾರೆ: ಬ್ರಹ್ಮಸತ್ಯ ಜಗನ್ಮಿಥ್ಯೆ. ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಜಡವಸ್ತುವಿನಿಂದ ಮಾಡಲಾಗುತ್ತದೆ ಎನ್ನುವ ವಾದವನ್ನು ಅವರು ಮುಂದಿಡುತ್ತಾರೆ. ಉದಾಹರಣೆಗೆ, ಮಣ್ಣಿನಿಂದ ಮಡಕೆಗಳು, ತಟ್ಟೆಗಳು ಮತ್ತು ಉಂಡೆಗಳು ಇಂತಹ ವಸ್ತುಗಳನ್ನು ಮಾಡುತ್ತಾರೆ. ನಾಶವಾದ ನಂತರ ಈ ವಸ್ತುಗಳು ಬೇರೆ ಭೌತಿಕ ವಸ್ತುಗಳಾಗಿ ಮಾರ್ಪಾಡಬಹುದು, ಆದರೆ ಯಾವಾಗಲೂ ಅದು ಮಣ್ಣಾಗಿಯೇ ಉಳಿಯುತ್ತದೆ. ಮಣ್ಣಿನ ಹೂಜಿಯು ಒಡೆದ ಮೇಲೆ ಬಟ್ಟಲಾಗಬಹುದು ಅಥವಾ ತಟ್ಟೆಯಾಗಬಹುದು, ಆದರೆ ತಟ್ಟೆಯಾಗಲಿ ಬಟ್ಟಲಾಗಲಿ ನೀರಿನ ಹೂಜಿಯಾಗಲಿ ಮಣ್ಣು ಇದ್ದೇ ಇರುತ್ತದೆ. ಆದ್ದರಿಂದ ಹೂಜಿ, ತಟ್ಟೆ ಅಥವಾ ಬಟ್ಟಲು ಇವೆಲ್ಲ ಮಿಥ್ಯ, ಆದರೆ ಮಣ್ಣು ಮಾತ್ರ ಸತ್ಯ. ಇದು ನಿರಾಕಾರವಾದಿಯ ನಿರೂಪಣೆ. ಈ ಬ್ರಹ್ಮಾಂಡವನ್ನು ನಿಶ್ಚಯವಾಗಿಯೂ ಪರಮಸತ್ಯದಿಂದ ಉತ್ಪನ್ನ ಮಾಡಿದೆ, ಆದರೆ ಅದರ ಅಸ್ತಿತ್ವವು ಅಶಾಶ್ವತವಾದದ್ದರಿಂದ ಅದು ಮಿಥ್ಯೆ. ಶಾಶ್ವತವಾಗಿರುವ ಪರಮಸತ್ಯವೊಂದೇ ಸತ್ಯ ಎಂಬುದು ನಿರಾಕಾರವಾದಿಯ ತಿಳಿವಳಿಕೆ. ಆದರೆ ಇತರ ಅಲೌಕಿಕವಾದಿಗಳ ಅಭಿಪ್ರಾಯದಲ್ಲಿ ಪರಮಸತ್ಯದಿಂದ ಆದ ಭೌತಿಕ ಜಗತ್ತು ಸತ್ಯವೇ. ಇದಕ್ಕೆ ನಿರಾಕಾರವಾದಿಗಳ ಉತ್ತರ ಎಂದರೆ, ಭೌತಿಕ ಜಗತ್ತು ವಾಸ್ತವವಲ್ಲ, ಏಕೆಂದರೆ ಜಡವಸ್ತುವು ಕೆಲವೊಮ್ಮೆ ಜೀವಾತ್ಮನಿಂದ ಆಗುತ್ತದೆ, ಕೆಲವೊಮ್ಮೆ ಜೀವಾತ್ಮವು ಜಡವಸ್ತುವಿನಿಂದ ಆಗುತ್ತದೆ. ಇಂತಹ ವಾದಿಗಳು ಇನ್ನೊಂದು ವಾದವನ್ನು ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಸಗಣಿಯು ಜೀವರಹಿತ ಜಡವಸ್ತುವಾದರೂ ಕೆಲವೊಮ್ಮೆ ಚೇಳುಗಳು ಸಗಣಿಯಿಂದ ಹೊರಕ್ಕೆ ಬರುತ್ತವೆ. ಹಾಗೆಯೇ ಉಗುರು ಮತ್ತು ಕೂದಲಿನಂತಹ ಜೀವರಹಿತ ವಸ್ತುಗಳು ಜೀವಂತ ದೇಹದಿಂದ ಬರುತ್ತವೆ. ಆದುದರಿಂದ ಒಂದು ವಸ್ತುವಿನಿಂದ ಉತ್ಪಾದನೆಯಾಗುವ ವಸ್ತುಗಳೆಲ್ಲ ಒಂದೇ ಬಗೆಯವಲ್ಲ. ಈ ವಾದವನ್ನು ಆಧಾರವಾಗಿ ಇಟ್ಟುಕೊಂಡು ಬ್ರಹ್ಮಾಂಡವು ನಿಸ್ಸಂದೇಹವಾಗಿ ಪರಮಸತ್ಯದಿಂದ ಬಂದಿದ್ದರೂ ಬ್ರಹ್ಮಾಂಡದಲ್ಲಿ ಸತ್ಯವಿರಲೇಬೇಕು ಎಂದೇನೂ ಇಲ್ಲ ಎಂದು ನಿರಾಕಾರವಾದಿಗಳು ಸ್ಥಾಪಿಸುತ್ತಾರೆ. ಈ ಅಭಿಪ್ರಾಯದಂತೆ ಪರಮಸತ್ಯನಾದ ಬ್ರಹ್ಮನನ್ನು ಸತ್ಯ ಎಂದು ಸ್ವೀಕರಿಸಬೇಕು. ಬ್ರಹ್ಮಾಂಡವು ಪರಮಸತ್ಯದ ಉತ್ಪನ್ನವಾದರೂ ಅದನ್ನು ಸತ್ಯ ಎಂದು ಸ್ವೀಕರಿಸಲು ಸಾಧ್ಯವಿಲ್ಲ. ಆದರೆ ಮಾಯಾವಾದಿಗಳ ಅಭಿಪ್ರಾಯವನ್ನು ಭಗವದ್ಗೀತೆಯು ಅಸುರರ ವಾದ ಎಂದು ವರ್ಣಿಸಿದೆ. ಭಗವದ್ಗೀತೆಯಲ್ಲಿ ಪ್ರಭುವು ಅಸತ್ಯಂ ಅಪ್ರತಿಷ್ಠಂತೆ ಜಗದ್ ಆಹುರ್ ಅನಿಶ್ವರಂ ಎಂದು ಹೇಳಿದ್ದಾನೆ. ಬ್ರಹ್ಮಾಂಡವನ್ನು ಕುರಿತು ಅಸುರರ ಅಭಿಪ್ರಾಯದಲ್ಲಿ ಸೃಷ್ಟಿಯೆಲ್ಲವೂ ಮಿಥ್ಯ, ಜಡವಸ್ತುವಿನ ಒಳ ಪ್ರತಿಕ್ರಿಯೆಯೇ ಸೃಷ್ಟಿಯ ಮೂಲ ಮತ್ತು ನಿಯಂತ್ರಕನಾಗಲಿ ದೇವರಾಗಲಿ ಇಲ್ಲ ಎನ್ನುವುದು ಅಸುರರ ಅಭಿಪ್ರಾಯ. ಭಗವದ್ಗೀತೆಯ 7ನೇ ಅಧ್ಯಾಯದಿಂದ ಪಂಚಭೂತಗಳಾದ ಭೂಮಿ, ಅಪ್ಪು, ವಾಯು, ತೇಜಸ್ಸು ಮತ್ತು ಅಗ್ನಿ ಜೊತೆಗೆ ಮೂರು ಸೂಕ್ಷ್ಮ ಅಂಶಗಳು ಮನಸ್ಸು, ಬುದ್ಧಿ ಮತ್ತು ಅಹಂಭಾವ. ಈ ಎಂಟು ಪರಮಪ್ರಭುವಿನ ಭಿನ್ನ ಭಿನ್ನ ಶಕ್ತಿಗಳು ಎಂದು ನಾವು ತಿಳಿಯುತ್ತೇವೆ. ಈ ಅಧಮ ಐಹಿಕ ಶಕ್ತಿಗೆ ಅತೀತವಾದ ಆಧ್ಯಾತ್ಮಿಕ ಶಕ್ತಿಯೊಂದಿದೆ. ಆ ಶಕ್ತಿಯನ್ನು ಜೀವಿಗಳು ಎಂದು ಕರೆಯುತ್ತಾರೆ. ಜೀವಿಗಳು ಪ್ರಭುವಿನ ಉತ್ತಮ ಶಕ್ತಿ ಎಂದು ಸ್ವೀಕೃತವಾಗುತ್ತವೆ. ಇಡೀ ಬ್ರಹ್ಮಾಂಡವು ಕೆಳಮಟ್ಟದ ಮತ್ತು ಉತ್ತಮ ಶಕ್ತಿಗಳ ಸಂಯೋಗ. ಶಕ್ತಿಗಳ ಮೂಲ ದೇವೋತ್ತಮ ಪರಮಪುರುಷ. ದೇವೋತ್ತಮ ಪರಮಪುರುಷನಿಗೆ ವಿಧ ವಿಧವಾದ ಶಕ್ತಿಗಳುಂಟು. ಇದು ವೇದಗಳಲ್ಲಿ ದೃಢಪಟ್ಟಿದೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಪ್ರಭುವಿನ ದಿವ್ಯ ಶಕ್ತಿಗಳು ವಿಧ ವಿಧವಾದವು. ಇಂತಹ ವೈವಿಧ್ಯವು ಪರಮಪ್ರಭುವಿನಿಂದ ಹೊರಹೊಮ್ಮಿರುವುದರಿಂದ ಅದು ಮಿಥ್ಯೆಯಾಗಿರಲಾರದು. ಪ್ರಭುವು ಶಾಶ್ವತನು ಮತ್ತು ಶಕ್ತಿಗಳೂ ಶಾಶ್ವತ. ಶಕ್ತಿಯ ಒಂದು ಭಾಗವು ಕೆಲವೊಮ್ಮೆ ವ್ಯಕ್ತ ಮತ್ತು ಕೆಲವೊಮ್ಮೆ ಅವ್ಯಕ್ತ, ಅಶಾಶ್ವತ. ಆದರೆ ಅದು ಮಿಥ್ಯಾ ಎಂದು ಅರ್ಥವಲ್ಲ. ಈ ಉದಾಹರಣೆಯನ್ನು ಕೊಡಬಹುದು. ಮನುಷ್ಯನಿಗೆ ಸಿಟ್ಟು ಬಂದಾಗ ಸಾಮಾನ್ಯ ಸ್ಥಿತಿಯಲ್ಲಿ ಮಾಡುವುದಕ್ಕಿಂತ ಭಿನ್ನವಾದ ಕೆಲಸಗಳನ್ನು ಮಾಡುತ್ತಾನೆ. ಕೋಪವು ಕಾಣಿಸಿಕೊಂಡು ಮರೆಯಾಗುತ್ತದೆ ಎಂದರೆ ಕೋಪದ ಶಕ್ತಿಯೇ ಮಿಥ್ಯಾ ಎಂದಲ್ಲ. ಆದುದರಿಂದ ಈ ಜಗತ್ತು ಮಿಥ್ಯಾ ಎನ್ನುವ ಮಾಯಾವಾದಿಗಳ ವಾದವನ್ನು ವೈಷ್ಣವ ತತ್ವಜ್ಞಾನಿಗಳು ಒಪ್ಪುವುದಿಲ್ಲ. ಈ ಬ್ರಹ್ಮಾಂಡಕ್ಕೆ ಪರಮ ಕಾರಣವಿಲ್ಲ, ದೇವರೂ ಇಲ್ಲ ಮತ್ತು ಎಲ್ಲವೂ ಜಡವಸ್ತುವಿನಿಂದ ಅಂತರ್ ಪ್ರತಿಕ್ರಿಯೆಯಿಂದ ಆದದ್ದು ಎನ್ನುವ ಅಭಿಪ್ರಾಯವು ಅಸುರರ ಅಭಿಪ್ರಾಯ ಎಂದು ಪ್ರಭುವೇ ಹೇಳಿದ್ದಾನೆ. ಮಾಯಾವಾದಿಯು ಕೆಲವೊಮ್ಮೆ ಹಾವು ಮತ್ತು ಹಗ್ಗದ ವಾದವನ್ನು ಮುಂದಿಡುತ್ತಾನೆ. ಸಂಜೆಯ ಕತ್ತಲಿನಲ್ಲಿ ಕೆಲವೊಮ್ಮೆ ಅಜ್ಞಾನದಿಂದ ವಕ್ರವಾಗಿ ಬಿದ್ದಿರುವ ಹಗ್ಗವನ್ನು ಹಾವು ಎಂದು ಭಾವಿಸುವುದುಂಟು. ಹಗ್ಗವನ್ನು ಹಾವು ಎಂದು ಭಾವಿಸಿದ ಮಾತ್ರಕ್ಕೆ ಹಗ್ಗವಾಗಲಿ ಹಾವಾಗಲಿ ಮಿಥ್ಯಾ ಎಂದರ್ಥವಲ್ಲ. ಆದುದರಿಂದ ಭೌತಿಕ ಜಗತ್ತಿನ ಮಿಥ್ಯಾ ಸ್ವರೂಪವನ್ನು ಸ್ಪಷ್ಟಪಡಿಸಲು ಮಾಯಾವಾದಿಯು ಉಪಯೋಗಿಸುವ ಈ ನಿದರ್ಶನವು ಸಿಂಧುವಲ್ಲ. ಒಂದು ವಸ್ತುವನ್ನು ವಾಸ್ತವ ಎಂದು ಭಾವಿಸಿ ಅದಕ್ಕೆ ನಿಜವಾಗಿ ಅಸ್ತಿತ್ವವಿಲ್ಲದಿದ್ದಾಗ ಅದು ಮಿಥ್ಯೆ. ಆದರೆ ಒಂದು ವಸ್ತುವನ್ನು ಇನ್ನೊಂದು ವಸ್ತು ಎಂದು ತಪ್ಪಾಗಿ ಭಾವಿಸಿದರೆ ಅದು ಮಿಥ್ಯೆಯಲ್ಲ. ವೈಷ್ಣವ ಸಿದ್ಧಾಂತಿಗಳು ಭೌತಿಕ ಜಗತ್ತನ್ನು ಮಣ್ಣಿನ ಮಡಕೆಗೆ ಹೋಲಿಸಿ ಬಹು ಉಚಿತವಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಾವು ಮಣ್ಣಿನ ಮಡಕೆಯನ್ನು ನೋಡಿದಾಗ ಅದು ಕೂಡಲೇ ಮಾಯವಾಗಿ ಮತ್ತೊಂದು ವಸ್ತುವಾಗಿ ಬಿಡುವುದಿಲ್ಲ. ಅದು ಶಾಶ್ವತವಲ್ಲದಿರಬಹುದು. ಆದರೆ ನೀರನ್ನು ತರಲು ಮಣ್ಣಿನ ಮಡಕೆಯನ್ನು ಬಯಸುತ್ತೇವೆ ಮತ್ತು ಅದನ್ನು ಮಣ್ಣಿನ ಮಡಕೆಯಾಗಿಯೇ ನೋಡುತ್ತೇವೆ. ಆದುದರಿಂದ ಮಣ್ಣಿನ ಮಡಕೆಯು ಅಲ್ಪಕಾಲದ್ದಾಗಿ ಮೂಲ ಮಣ್ಣಿನಿಂದ ಭಿನ್ನವಾದರೂ ಅದು ಮಿಥ್ಯೆ ಎಂದು ಹೇಳಲು ಸಾಧ್ಯವಿಲ್ಲ. ಆದುದರಿಂದ ಇಡೀ ಭೂಮಿ ಮತ್ತು ಮಣ್ಣಿನ ಮಡಕೆ ಎರಡೂ ಸತ್ಯಗಳು ಎಂದು ತೀರ್ಮಾನಿಸಬೇಕಾಗುತ್ತದೆ. ಏಕೆಂದರೆ ಒಂದು ಇನ್ನೊಂದರಿಂದ ಉತ್ಪನ್ನವಾದದ್ದು. ಈ ಬ್ರಹ್ಮಾಂಡವು ಕರಗಿ ಹೋದಾಗ ಶಕ್ತಿಯು ದೇವೋತ್ತಮ ಪರಮಪುರುಷನನ್ನು ಪ್ರವೇಶಿಸುತ್ತದೆ ಎಂದು ಭಗವದ್ಗೀತೆಯು ಹೇಳುತ್ತದೆ. ದೇವೋತ್ತಮ ಪರಮಪುರುಷನು ಅವನು ವಿವಿಧ ಶಕ್ತಿಗಳೊಡನೆ ಶಾಶ್ವತನು. ಭೌತಿಕ ಸೃಷ್ಟಿಯು ಅವನಿಂದ ಹೊರಹೊಮ್ಮಿರುವುದರಿಂದ ಈ ಬ್ರಹ್ಮಾಂಡವು ಶೂನ್ಯದಿಂದ ಉತ್ಪತ್ತಿಯಾಯಿತು ಎಂದು ಹೇಳುವಂತಿಲ್ಲ. ಕೃಷ್ಣನು ಶೂನ್ಯನಲ್ಲ. ಅವನು ರೂಪ, ನಾಮ, ಗುಣ, ಪರಿವಾರ ಮತ್ತು ಸಹಚರರೊಡನೆ ಇದ್ದಾನೆ. ಆದುದರಿಂದ ಕೃಷ್ಣನು ನಿರಾಕಾರನಲ್ಲ. ಎಲ್ಲದರ ಮೂಲವು ಶೂನ್ಯವೂ ಅಲ್ಲ, ನಿರಾಕಾರತ್ವವೂ ಅಲ್ಲ. ಪರಮಪುರುಷನೇ ಮೂಲ ಕಾರಣ. ರಾಕ್ಷಸರು ಭೌತಿಕ ಸೃಷ್ಟಿಯು ಅನೀಶ್ವರ ಎಂದು ಹೇಳಬಹುದು. ನಿಯಂತ್ರಕ ಅಥವಾ ದೇವರು ಇಲ್ಲ ಎಂದು ಹೇಳಬಹುದು. ಆದರೆ ಕಡೆಗೆ ಇಂತಹ ವಾದಗಳು ದೇಹದಿಂದ ಉಗುರು ಮತ್ತು ಕೂದಲುಗಳಂತಹ ನಿರ್ಜೀವ ವಸ್ತುಗಳು ಬರುತ್ತವೆ ಎನ್ನುವ ಮಾಯಾವಾದಿಯ ವಾದವು ಗಟ್ಟಿಯಾದ ವಾದವೇನಲ್ಲ. ಉಗುರುಗಳು ಮತ್ತು ಕೂದಲು ನಿರ್ಜೀವ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆದರೆ ಅವು ಬರುವುದು ಜೀವಂತ ಜೀವಿಯಿಂದಲ್ಲ, ನಿರ್ಜೀವವಾದ ಭೌತಿಕ ದೇಹದಿಂದ. ಹಾಗೆಯೇ ಜಡವಸ್ತುವಿನಿಂದ ಜೀವಿಯು ಬರುತ್ತದೆ ಎಂಬ ಅರ್ಥದಲ್ಲಿ ಸಗಣಿಯಿಂದ ಚೇಳು ಬರುತ್ತದೆ ಎನ್ನುವ ವಾದವೂ ಗಟ್ಟಿವಾದವಲ್ಲ. ಸಗಣಿಯಿಂದ ಹೊರಬರುವ ಚೇಳು ನಿಶ್ಚಯವಾಗಿಯೂ ಜೀವಿ. ಆದರೆ
ಜೀವಿಯು ಸಗಣಿಯಿಂದ ಹೊರಕ್ಕೆ ಬರುವುದಿಲ್ಲ. ಜೀವಿಯ ಭೌತಿಕ ದೇಹ ಮಾತ್ರ ಅಥವಾ ಚೇಳಿನ ದೇಹವು ಮಾತ್ರ ಸಗಣಿಯಿಂದ ಹೊರಕ್ಕೆ ಬರುತ್ತದೆ. ಭಗವದ್ಗೀತೆಯಿಂದ ನಮಗೆ ಅರ್ಥವಾಗುವಂತೆ ಜೀವಿಯ ಕಿಡಿಗಳಿಗೆ ಭೌತಿಕ ಪ್ರಕೃತಿಯಲ್ಲಿ ಗರ್ಭಧಾರಣೆಯಾಗುತ್ತದೆ, ಅನಂತರ ಅವು ಹೊರಕ್ಕೆ ಬರುತ್ತವೆ. ಹಲವು ರೂಪಗಳಲ್ಲಿ ಜೀವಿಯ ದೇಹವನ್ನು ಭೌತಿಕ ಪ್ರಕೃತಿಯು ಕೊಡುತ್ತದೆ. ಆದರೆ ಜೀವಿಯನ್ನೇ ಉತ್ಪಾದಿಸುವವನು ಪರಮಪ್ರಭು. ಕೆಲವು ನಿರ್ದಿಷ್ಟ ಸ್ಥಿತಿಗಳಲ್ಲಿ ಜೀವಿಗೆ ಅಗತ್ಯವಾದ ದೇಹವನ್ನು ತಂದೆ ಮತ್ತು ತಾಯಿ ಕೊಡುತ್ತಾರೆ. ಜೀವಿಯು ತನ್ನ ಬಯಕೆಗಳಿಗೆ ಅನುಗುಣವಾಗಿ ದೇಹದಿಂದ ದೇಹಕ್ಕೆ ಸಾಗುತ್ತಾನೆ. ಬುದ್ಧಿ, ಮನಸ್ಸು ಮತ್ತು ಅಹಂಭಾವ ಈ ಸೂಕ್ಷ್ಮ ರೂಪಗಳಲ್ಲಿ ಬಯಕೆಗಳು ದೇಹದಿಂದ ದೇಹಕ್ಕೆ ಜೀವಿಯೊಡನೆ ಹೋಗುತ್ತವೆ. ಉತ್ತಮ ರೀತಿಯ ನಿರ್ವಹಣೆಯಿಂದ ಜೀವಿಯನ್ನು ಒಂದು ಬಗೆಯ ಭೌತಿಕ ದೇಹದ ಗರ್ಭದಲ್ಲಿ ಇಡಲಾಗುತ್ತದೆ. ಅನಂತರ ಅವನು ಅಂತಹುದೇ ದೇಹವನ್ನು ಬೆಳೆಸಿಕೊಳ್ಳುತ್ತಾನೆ. ಆದ್ದರಿಂದ ಜೀವಾತ್ಮನನ್ನು ಜಡದಿಂದ ಉತ್ಪತ್ತಿ ಮಾಡಲಾಗಿಲ್ಲ, ಆದರೆ ಅದು ಉನ್ನತ ಏರ್ಪಾಡಿನಿಂದಾಗಿ ಸೂಕ್ತವಾದ ವಿಶಿಷ್ಟವಾದ ದೇಹವನ್ನು ಸ್ವೀಕರಿಸುತ್ತದೆ. ನಮ್ಮ ಈಗಿನ ಅನುಭವದಂತೆ ಈ ಭೌತಿಕ ಜಗತ್ತು ಜಡವಸ್ತು ಮತ್ತು ಚೇತನ ಎರಡೂ ಸೇರಿ ಆಗಿದೆ. ಚೇತನವು ಜಡವಸ್ತುವನ್ನು ನಡೆಸುತ್ತದೆ. ಜೀವಾತ್ಮನೂ ಜಡವಸ್ತುವೂ ಪರಮಪ್ರಭುವಿನ ಬೇರೆ ಬೇರೆ ಶಕ್ತಿಗಳು. ಎರಡು ಶಕ್ತಿಗಳು ಪರಮಶಾಶ್ವತದ ಅಥವಾ ಪರಮಸತ್ಯದ ಉತ್ಪನ್ನಗಳಾದುದರಿಂದ ಅವು ವಾಸ್ತವ, ಅವು ಮಿಥ್ಯೆಯಲ್ಲ. ಜೀವಿಯು ಪರಮೋನ್ನತನ ವಿಭಿನ್ನಾಂಶವಾದುದರಿಂದ ಅದು ಶಾಶ್ವತ. ಆದುದರಿಂದ ಹುಟ್ಟು ಅಥವಾ ಸಾವಿನ ಪ್ರಶ್ನೆ ಇಲ್ಲ. ವೇದದಲ್ಲಿ ಹೇಳಿರುವ ಸರ್ವಂ ಖಲ್ವ ಇದಂ ಬ್ರಹ್ಮ ಎಂದರೆ ಎರಡು ಶಕ್ತಿಗಳೂ ಪರಬ್ರಹ್ಮನಿಂದ ಮೂಡಿ ಬಂದಿರುವುದರಿಂದ ನಮ್ಮ ಅನುಭವಕ್ಕೆ ಬರುವ ಯಾವುದೇ ಆಗಲಿ ಬ್ರಹ್ಮನ್ ಇಂದ ಬೇರೆಯಲ್ಲ ಎಂದು ಅರ್ಥ. ಭೌತಿಕ ಜಗತ್ತಿನ ಅಸ್ತಿತ್ವದ ವಿಷಯವಾಗಿ ಹಲವಾರು ವಾದಗಳಿವೆ. ವೈಷ್ಣವ ಸಿದ್ಧಾಂತದ ನಿರ್ಣಯವೇ ಅತ್ಯುತ್ತಮವಾದದ್ದು. ಮಣ್ಣಿನ ಮಡಕೆಯ ಉದಾಹರಣೆಯು ತುಂಬಾ ಉಚಿತವಾಗಿದೆ. ಮಣ್ಣಿನ ಮಡಕೆಯ ರೂಪವು ಅಲ್ಪಕಾಲದ್ದಿರಬಹುದು, ಆದರೆ ಅದಕ್ಕೆ ಒಂದು ನಿರ್ದಿಷ್ಟ ಉದ್ದೇಶವಿದೆ. ಮಣ್ಣಿನ ಮಡಕೆಯ ಉದ್ದೇಶ ಸ್ಥಳದಿಂದ ಸ್ಥಳಕ್ಕೆ ನೀರನ್ನು ಕೊಂಡೊಯ್ಯುವುದು. ಹಾಗೆಯೇ ಭೌತಿಕ ದೇಹವು ಅಶಾಶ್ವತವಾದರೂ ಅದಕ್ಕೆ ಒಂದು ವಿಶೇಷ ಪ್ರಯೋಜನವಿದೆ. ಜೀವಿಯು ಅನಾದಿ ಕಾಲದಿಂದಲೂ ತನ್ನಲ್ಲಿ ಸಂಚಯಿಸಿಟ್ಟುಕೊಂಡ ಅಪೇಕ್ಷೆಗಳಿಗೆ ಅನುಗುಣವಾಗಿ ವಿವಿಧ ಬಗೆಯ ಐಹಿಕ ದೇಹಗಳನ್ನು ಪಡೆಯುವ ಅವಕಾಶವನ್ನು ಅವನಿಗೆ ಸೃಷ್ಟಿಯ ಆದಿಯಿಂದಲೇ ನೀಡಲಾಗುತ್ತದೆ. ಪಕ್ವವಾದ ಪ್ರಜ್ಞೆಯನ್ನು ಸದುಪಯೋಗಕ್ಕೆ ಹಚ್ಚಲು ಮಾನವ ಜನ್ಮವು ಒಂದು ವಿಶೇಷ ಅವಕಾಶವಾಗಿದೆ. ಕೆಲವೊಮ್ಮೆ ಮಾಯಾವಾದಿಗಳು ಈ ವಾದವನ್ನು ಮುಂದಿಡುತ್ತಾರೆ. ಈ ಭೌತಿಕ ಜಗತ್ತು ಸತ್ಯವಾದರೆ ಗೃಹಸ್ಥರು ಈ ಭೌತಿಕ ಜಗತ್ತಿನ ಸಂಬಂಧವನ್ನು ಬಿಟ್ಟು ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಎಂದು ಹೇಳುವುದು ಏಕೆ? ಜಗತ್ತು ಮಿಥ್ಯವಾದದ್ದರಿಂದ ಭೌತಿಕ ಕರ್ಮಗಳನ್ನು ಬಿಡಬೇಕು ಎನ್ನುವುದು ವೈಷ್ಣವ ಸಿದ್ಧಾಂತಿಯ ಅಭಿಪ್ರಾಯವಲ್ಲ. ವೈಷ್ಣವ ಸನ್ಯಾಸದ ಉದ್ದೇಶ ವಸ್ತುಗಳನ್ನು ಹೇಗೆ ಬಳಸಿಕೊಳ್ಳಬೇಕೋ ಹಾಗೆ ಬಳಸುವುದು. ಈ ಭೌತಿಕ ಜಗತ್ತಿನೊಂದಿಗೆ ವ್ಯವಹರಿಸಲು ಶ್ರೀಲ ರೂಪ ಗೋಸ್ವಾಮಿಯವರು ಎರಡು ಸೂತ್ರಗಳನ್ನು ಕೊಟ್ಟಿದ್ದಾರೆ. ವೈಷ್ಣವನು ಪ್ರಾಪಂಚಿಕ ಜೀವನ ವಿಧಾನವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸುವುದು ಭೌತಿಕ ಜಗತ್ತು ಮಿಥ್ಯಾ ಎನ್ನುವ ಕಲ್ಪನೆಯಿಂದಲ್ಲ, ಆದರೆ ಎಲ್ಲವನ್ನೂ ಪ್ರಭುವಿನ ಸೇವೆಯಲ್ಲಿ ತೊಡಗಿಸುವ ಕಾರ್ಯಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳುವುದಕ್ಕಾಗಿ. ಆದುದರಿಂದ ಶ್ರೀಲ ರೂಪ ಗೋಸ್ವಾಮಿಯವರು ಈ ಸೂತ್ರವನ್ನು ಕೊಡುತ್ತಾರೆ. ಭೌತಿಕ ಮೋಹಕ್ಕೆ ಅರ್ಥವಿಲ್ಲ, ಆದುದರಿಂದ ಮನುಷ್ಯನು ಭೌತಿಕ ಜಗತ್ತಿನ ವಿಷಯದಲ್ಲಿ ನಿರ್ಲಿಪ್ತನಾಗಿರಬೇಕು. ಇಡೀ ಭೌತಿಕ ಜಗತ್ತು, ಇಡೀ ಬ್ರಹ್ಮಾಂಡವು ಭಗವಂತನಾದ ಕೃಷ್ಣನಿಗೆ ಸೇರಿದ್ದು ಆದುದರಿಂದ ಎಲ್ಲವನ್ನೂ ಕೃಷ್ಣನಿಗಾಗಿ ಬಳಸಬೇಕು ಮತ್ತು ಭಕ್ತನು ಭೌತಿಕ ವಿಷಯಗಳ ಮಟ್ಟಿಗೆ ನಿರ್ಮೋಹಿಯಾಗಿರಬೇಕು. ಇದು ವೈಷ್ಣವ ಸನ್ಯಾಸದ ಉದ್ದೇಶ. ಪ್ರಾಪಂಚಿಕವಾದಿಯು ಇಂದ್ರಿಯ ತೃಪ್ತಿಗಾಗಿ ಜಗತ್ತಿಗೆ ಅಂಟಿಕೊಳ್ಳುತ್ತಾನೆ, ಆದರೆ ವೈಷ್ಣವ ಸನ್ಯಾಸಿಯು ತನ್ನ ವೈಯಕ್ತಿಕ ಇಂದ್ರಿಯ ತೃಪ್ತಿಗಾಗಿ ಏನನ್ನೂ ಸ್ವೀಕರಿಸದಿದ್ದರೂ ಎಲ್ಲವನ್ನೂ ಪ್ರಭುವಿನ ಸೇವೆಗೆ ಬಳಸುವ ಕಲೆಯನ್ನು ತಿಳಿದಿರುತ್ತಾನೆ. ಆದುದರಿಂದ ಮಾಯಾವಾದಿಗಳಿಗೆ ಭಗವಂತನ ಸೇವೆಯಲ್ಲಿ ಪ್ರತಿಯೊಂದೂ ಉಪಯುಕ್ತ ಎನ್ನುವುದು ತಿಳಿದಿಲ್ಲ ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ಟೀಕಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅವರು ಜಗತ್ತೇ ಮಿಥ್ಯಾ ಎಂದು ಭಾವಿಸುತ್ತಾರೆ, ಭೌತಿಕ ಜಗತ್ತಿನ ಕಲ್ಮಶದಿಂದ ಬಿಡುಗಡೆ ಹೊಂದಬೇಕೆಂದು ಮಿಥ್ಯಾ ವಿಚಾರವನ್ನು ಮಾಡುತ್ತಾರೆ. ಪ್ರತಿಯೊಂದು ವಸ್ತುವೂ ಪರಮಪ್ರಭುವಿನ ಶಕ್ತಿಯ ವಿಸ್ತೃತ ರೂಪವಾದದ್ದರಿಂದ ವಿಸ್ತೃತ ರೂಪಗಳು ಪರಮಪ್ರಭುವಿನಷ್ಟೇ ವಾಸ್ತವ. ಬ್ರಹ್ಮಾಂಡವು ಅಶಾಶ್ವತವಾದ ಅಭಿವ್ಯಕ್ತಿ ಎಂದರೆ ಅದು ಮಿಥ್ಯಾ ಎಂದಾಗಲಿ ಅದರ ಅಭಿವ್ಯಕ್ತಿಯ ಮೂಲವು ಮಿಥ್ಯಾ ಎಂದಾಗಲಿ ಅರ್ಥವಲ್ಲ. ಅದರ ಅಭಿವ್ಯಕ್ತಿಯ ಮೂಲವು ಸತ್ಯವಾದದ್ದರಿಂದ ಅಭಿವ್ಯಕ್ತಿಯೂ ಸತ್ಯ. ಆದರೆ ಅದನ್ನು ಬಳಸಿಕೊಳ್ಳುವುದು ಹೇಗೆ ಎಂದು ಮನುಷ್ಯನಿಗೆ ತಿಳಿದಿರಬೇಕು. ಅದೇ ಉದಾಹರಣೆಯನ್ನೇ ಕೊಡಬಹುದು. ಅಶಾಶ್ವತವಾದ ಮಣ್ಣಿನ ಮಡಕೆಯನ್ನು ಸಮಸ್ತ ಭೂಮಿಯಿಂದ ಮಾಡಿದೆ. ಅದನ್ನು ಒಂದು ಸೂಕ್ತವಾದ ಉದ್ದೇಶಕ್ಕೆ ಬಳಸಿದಾಗ ಮಡಕೆಯು ಮಿಥ್ಯವಲ್ಲ. ವಿವೇಚನೆ ಇರುವ ಮನುಷ್ಯನಿಗೆ ಅಶಾಶ್ವತವಾದ ಮಣ್ಣಿನ ಮಡಕೆಯನ್ನು ಬಳಸಿಕೊಳ್ಳುವುದು ಹೇಗೆ ಎಂದು ತಿಳಿದಿರುವಂತೆ ವೈಷ್ಣವ ಸಿದ್ಧಾಂತಿಗಳಿಗೆ ಅಶಾಶ್ವತವಾದ ಈ ಭೌತಿಕ ಪ್ರಪಂಚವನ್ನು ಬಳಸಿಕೊಳ್ಳುವುದು ಹೇಗೆ ಎಂದು ತಿಳಿದಿದೆ. ಮಣ್ಣಿನ ಮಡಕೆಯನ್ನು ತಪ್ಪು ಉದ್ದೇಶಕ್ಕೆ ಬಳಸಿದಾಗ ಅದು ಮಿಥ್ಯೆಯಾಗುತ್ತದೆ. ಹಾಗೆಯೇ ಈ ಮನುಷ್ಯ ಶರೀರವನ್ನಾಗಲಿ ಭೌತಿಕ ಜಗತ್ತನ್ನಾಗಲಿ ಮಿಥ್ಯವಾದ ಇಂದ್ರಿಯ ತೃಪ್ತಿಗಾಗಿ ಬಳಸಿಕೊಂಡಾಗ ಅದು ಮಿಥ್ಯೆಯಾಗುತ್ತದೆ. ಆದರೆ ಈ ಮನುಷ್ಯ ಶರೀರವನ್ನು ಭೌತಿಕ ಸೃಷ್ಟಿಯನ್ನೂ ಪರಮಪ್ರಭುವಿನ ಸೇವೆಯಲ್ಲಿ ಬಳಸಿಕೊಂಡಾಗ ಈ ಕಾರ್ಯಗಳು ಮಿಥ್ಯವಾಗುವುದಿಲ್ಲ. ಈ ದೇಹವನ್ನೂ ಭೌತಿಕ ಜಗತ್ತನ್ನೂ ಪ್ರಭುವಿನ ಸೇವೆಯಲ್ಲಿ ಬಳಸಿಕೊಳ್ಳುವ ಮನೋಧರ್ಮವು ಸ್ವಲ್ಪ ಮಟ್ಟಿಗಿದ್ದರೂ ಅದು ಮನುಷ್ಯನನ್ನು ಅತ್ಯಂತ ತೀವ್ರ ಅಪಾಯದಿಂದ ಬಿಡುಗಡೆ ಮಾಡಬಲ್ಲದು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ದೇವೋತ್ತಮ ಪರಮಪುರುಷನಿಂದ ಹೊರಹೊಮ್ಮುವ ಉತ್ತಮ ಶಕ್ತಿಗಳಾಗಲಿ ಕೆಳಮಟ್ಟದ ಶಕ್ತಿಗಳಾಗಲಿ ಸುಳ್ಳಲ್ಲ. ಫಲಾಕಾಂಕ್ಷಿ ಕರ್ಮದ ಮಟ್ಟಿಗೆ ಹೇಳುವುದಾದರೆ ಅವಕ್ಕೆ ಮುಖ್ಯವಾಗಿ ಇಂದ್ರಿಯ ತೃಪ್ತಿಯ ವೇದಿಕೆಯೇ ಆಧಾರ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದವನು ಅವುಗಳನ್ನು ಬಯಸುವುದಿಲ್ಲ. ಫಲಾಕಾಂಕ್ಷಿ ಕರ್ಮದ ಫಲವು ಮನುಷ್ಯನನ್ನು ಮೇಲಿನ ಲೋಕಗಳಿಗೆ ಎತ್ತಬಲ್ಲದು. ಆದರೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಮೂರ್ಖರು ಪುಣ್ಯಕರ್ಮಗಳ ಫಲವನ್ನು ಸ್ವರ್ಗದಲ್ಲಿ ಮುಗಿಸಿ ಮತ್ತೆ ಕೆಳಗಿನ ಲೋಕಕ್ಕೆ ಬರುತ್ತಾರೆ, ಮತ್ತೆ ಉನ್ನತ ಲೋಕಕ್ಕೆ ಹೋಗಲು ಪ್ರಯತ್ನಿಸುತ್ತಾರೆ. ಈಗ ಅನೇಕ ಮಂದಿ ಭೌತಿಕ ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗಿ ಹಿಂದಿರುಗಲು ಪ್ರಯತ್ನ ಪಡುತ್ತಾ ತಮ್ಮ ಕಾಲವನ್ನು ಹಾಳು ಮಾಡಿಕೊಳ್ಳುವಂತೆ ಈ ಜನರ ಒಂದೇ ಲಾಭವೆಂದರೆ ಹೋಗಿ ಹಿಂದಕ್ಕೆ ಬರುವ ಶ್ರಮ. ಇಂತಹ ಕರ್ಮಗಳಲ್ಲಿ ತೊಡಗಿರುವವರನ್ನು ವೇದಗಳ ಸಾಕಾರ ರೂಪಗಳು, ಅಂಧ ಪರಂಪರಾ ಅಥವಾ ವೈದಿಕ ವಿಧಿಗಳ ಕುರುಡು ಹಿಂಬಾಲಕರು ಎಂದು ವರ್ಣಿಸುತ್ತವೆ. ಇಂತಹ ವಿಧಿಗಳನ್ನು ವೇದಗಳಲ್ಲಿ ಹೆಸರಿಸಿರುವುದು ನಿಜ, ಆದರೆ ಇದು ಬುದ್ಧಿವಂತರಿಗಲ್ಲ. ಭೌತಿಕ ಸುಖದಲ್ಲಿ ತುಂಬಾ ಮೋಹಗೊಂಡವರು ಮೇಲಿನ ಲೋಕಕ್ಕೆ ಹೋಗುವ ಸಾಧ್ಯತೆಯಿಂದ ಆಕರ್ಷಿತರಾಗುತ್ತಾರೆ. ಆದುದರಿಂದ ಇಂತಹ ವಿಧಿಗಳನ್ನು ಆಚರಿಸುತ್ತಾರೆ. ಆದರೆ ಬುದ್ಧಿವಂತನಾದವನು ಅಥವಾ ಸಂಗತಿಗಳು ವಾಸ್ತವವಾಗಿರುವಂತೆ ಕಾಣುವುದಕ್ಕಾಗಿ ಯೋಗ್ಯ ಗುರುವಿನ ಆಶ್ರಯವನ್ನು ಪಡೆದವನು ಕಾಮ್ಯಕರ್ಮಗಳನ್ನು ಮಾಡುವುದಿಲ್ಲ. ಆದರೆ ಪ್ರಭುವಿನ ಪ್ರೀತಿಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತನಾಗುತ್ತಾನೆ. ಭಕ್ತರಲ್ಲದವರು ವೈದಿಕ ವಿಧಿಗಳನ್ನು ಪ್ರಾಪಂಚಿಕ ಕಾರಣಗಳಿಗಾಗಿ ಆಚರಿಸುತ್ತಾರೆ. ಆ ಬಳಿಕ ಅವರಿಗೆ ದಿಗ್ಭ್ರಮೆಯಾಗುತ್ತದೆ. ಒಂದು ಸ್ಪಷ್ಟವಾದ ಉದಾಹರಣೆಯನ್ನು ಕೊಡಬಹುದು. ಲಕ್ಷಾಂತರ ಡಾಲರುಗಳ ಕರೆನ್ಸಿ ನೋಟುಗಳಿದ್ದು ಅದನ್ನು ಖರ್ಚು ಮಾಡದೆ ಇಟ್ಟುಕೊಳ್ಳುವ ಬುದ್ಧಿವಂತನ ಉದಾಹರಣೆ. ಕರೆನ್ಸಿ ನೋಟುಗಳನ್ನೇ ತೆಗೆದುಕೊಂಡರೆ ಅವು ಕಾಗದವಲ್ಲದೆ ಬೇರೇನೂ ಅಲ್ಲ ಎಂದು ಅವನಿಗೆ ಚೆನ್ನಾಗಿ ಗೊತ್ತು. ಕರೆನ್ಸಿ ನೋಟುಗಳಲ್ಲಿ 10 ಲಕ್ಷ ಡಾಲರುಗಳಿರುವ ಮನುಷ್ಯನು ವಾಸ್ತವವಾಗಿ ಕಾಗದಗಳ ದೊಡ್ಡ ಕಟ್ಟನ್ನು ಹಿಡಿದುಕೊಂಡಿರುತ್ತಾನೆ. ಆದರೆ ಅವನು ಅದನ್ನು ಯಾವುದಾದರೂ ಉದ್ದೇಶಕ್ಕೆ ಬಳಸಿದರೆ ಅದರ ಪ್ರಯೋಜನವನ್ನು ಪಡೆಯುತ್ತಾನೆ. ವಾಸ್ತವವಾಗಿ ರೂಪಾಯಿ ನೋಟುಗಳು ಕಾಗದ ಅಷ್ಟೇ, ಆದರೂ ಅವುಗಳನ್ನು ಸರಕಾರವು ಕೊಟ್ಟಿರುತ್ತದೆಯಾಗಿ ನೋಟುಗಳಿಗೆ ಪೂರ್ಣ ಬೆಲೆಯುಂಟು. ಹಾಗೆಯೇ ಈ ಭೌತಿಕ ಜಗತ್ತು ಮಿಥ್ಯವಾಗಿರಬಹುದಾದರೂ ಅಥವಾ ಅಲ್ಪಕಾಲದ್ದಾಗಿರಬಹುದಾದರೂ ಅದು ಪರಮಪ್ರಭುವಿನಿಂದ ಹೊರಹೊಮ್ಮಿರುವುದರಿಂದ ಅದಕ್ಕೆ ಪೂರ್ಣ ಮೌಲ್ಯವುಂಟು. ವೈಷ್ಣವ ಸಿದ್ಧಾಂತಿಯು ಭೌತಿಕ ಜಗತ್ತಿನ ಪೂರ್ಣ ಮೌಲ್ಯವನ್ನು ಗುರುತಿಸುತ್ತಾನೆ ಮತ್ತು ಅದನ್ನು ಸರಿಯಾಗಿ ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಂಡಿದ್ದಾನೆ. ಮಾಯಾವಾದಿಯು ಕರೆನ್ಸಿ ನೋಟನ್ನು ಕೆಲಸಕ್ಕೆ ಬಾರದ ಕಾಗದವೆಂದು ತಪ್ಪು ತಿಳಿದುಕೊಂಡು ಅದನ್ನು ತ್ಯಜಿಸಿಬಿಡುತ್ತಾನೆ. ಹಣವನ್ನು ಬಳಸಿಕೊಳ್ಳಲಾರ. ದೇವೋತ್ತಮ ಪರಮಪುರುಷನ ಸೇವೆಯನ್ನು ಮಾಡಲು ಈ ಭೌತಿಕ ಜಗತ್ತು ಎಷ್ಟು ಮುಖ್ಯ ಎನ್ನುವುದನ್ನು ತಿಳಿಯದೆ ಯಾರಾದರೂ ಈ ಭೌತಿಕ ಜಗತ್ತು ಮಿಥ್ಯ ಎಂದು ತಿರಸ್ಕರಿಸಿದರೆ ಅಂತಹ ವೈರಾಗ್ಯಕ್ಕೆ ಬೆಲೆಯಿಲ್ಲ ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ. ಪ್ರಭುವಿನ ಸೇವೆ ಸಲ್ಲಿಸಲು ಭೌತಿಕ ಜಗತ್ತೇ ಎಷ್ಟು ನೆರವಾಗುತ್ತದೆ ಎಂದು ತಿಳಿದುಕೊಂಡು ಭೌತಿಕ ಜಗತ್ತಿನಲ್ಲಿ ಮೋಹವನ್ನಿಟ್ಟುಕೊಳ್ಳದೆ ಇಂದ್ರಿಯ ತೃಪ್ತಿಗಾಗಿ ಭೌತಿಕ ಜಗತ್ತನ್ನು ಬಳಸದೆ ತ್ಯಾಗ ಮಾಡುವವನು ನಿಜವಾದ ವಿರಾಗಿ. ಭೌತಿಕ ಜಗತ್ತು ಪ್ರಭುವಿನ ಭೌತಿಕ ಶಕ್ತಿಯ ವಿಸ್ತೃತ ರೂಪ, ಆದುದರಿಂದ ಅದು ಸತ್ಯ. ಹಾವು ಹಗ್ಗಗಳ ಉದಾಹರಣೆಯಿಂದ ಕೆಲವೊಮ್ಮೆ ಹೇಳಲಾಗುವಂತೆ ಅದು ಮಿಥ್ಯವಲ್ಲ. ವೇದಗಳ ಸಾಕಾರ ರೂಪಗಳು ಹೀಗೆ ಹೇಳಿದವು. ಬ್ರಹ್ಮಾಂಡವು ಅದರ ಅಶಾಶ್ವತ ಅಸ್ತಿತ್ವದಿಂದ ಅಲುಗಾಡುತ್ತಿರುತ್ತದೆ, ಆದುದರಿಂದ ಅದು ಹೆಚ್ಚು ಬುದ್ಧಿ ಇಲ್ಲದವರಿಗೆ ಮಿಥ್ಯಾ ಎಂದು ಕಾಣುತ್ತದೆ. ಮಾಯಾವಾದಿಗಳು ಬ್ರಹ್ಮಾಂಡದ ಅಲುಗಾಟದ ಸ್ವಭಾವವನ್ನು ಪ್ರಪಂಚವು ಮಿಥ್ಯಾ ಎಂದು ತೋರಿಸಿಕೊಡಲು ಬಳಸಿಕೊಳ್ಳುತ್ತಾರೆ. ವೇದಗಳ ಪ್ರಕಾರ ಸೃಷ್ಟಿಯಾಗುವ ಮೊದಲು ಈ ಪ್ರಪಂಚಕ್ಕೆ ಅಸ್ತಿತ್ವವಿರಲಿಲ್ಲ, ಲಯದ ನಂತರ ಈ ಪ್ರಪಂಚವು ಕಾಣುವುದಿಲ್ಲ. ಶೂನ್ಯವಾದಿಗಳು ವೇದದ ಈ ಮಾತನ್ನು ಬಳಸಿಕೊಂಡು ಈ ಭೌತಿಕ ಜಗತ್ತಿಗೆ ಶೂನ್ಯವೇ ಕಾರಣ ಎಂಬ ನಿರ್ಣಯಕ್ಕೆ ಬರುತ್ತಾರೆ. ಆದರೆ ವೇದದ ಮಾತುಗಳು ಅದು ಶೂನ್ಯ ಎಂದು ಹೇಳುವುದಿಲ್ಲ. ವೇದದ ಮಾತು ಸೃಷ್ಟಿಯ ಮೂಲವನ್ನೂ ಲಯವನ್ನೂ ಹೀಗೆ ನಿರೂಪಿಸುತ್ತದೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಯಾರಿಂದ ಈ ಬ್ರಹ್ಮಾಂಡವು ಹೊರಹೊಮ್ಮಿದೆಯೋ ಮತ್ತು ಲಯದ ನಂತರ ಯಾರಲ್ಲಿ ಲೀನವಾಗುವುದೋ, ಇದನ್ನೇ ವೇದಾಂತ ಸೂತ್ರವು ವಿವರಿಸುತ್ತದೆ. ಶ್ರೀಮದ್ ಭಾಗವತದ ಮೊದಲನೆಯ ಶ್ಲೋಕದಲ್ಲಿ ಇದನ್ನು ಜನ್ಮಾದ್ಯಸ್ಯ ಎಂದು ವಿವರಿಸಿದೆ. ಎಂದರೆ ಯಾರಿಂದ ಎಲ್ಲ ವಸ್ತುಗಳು ಹೊರಹೊಮ್ಮುತ್ತವೋ ಅವನು. ವೇದಗಳ ಈ ಮಾತುಗಳೆಲ್ಲ ಈ ಬ್ರಹ್ಮಾಂಡಕ್ಕೆ ಮೂಲ ಕಾರಣ ದೇವೋತ್ತಮ ಪರಮಪುರುಷ. ಅದು ಲಯವಾದಾಗ ಅವನಲ್ಲಿಯೇ ಲಯವಾಗುತ್ತದೆ ಎನ್ನುವುದನ್ನು ತೋರಿಸುತ್ತವೆ. ಭಗವದ್ಗೀತೆಯೂ ಇದೇ ಮಾತನ್ನು ಹೇಳುತ್ತದೆ. ಈ ಬ್ರಹ್ಮಾಂಡವು ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ನಾಶವಾದ ನಂತರ ಪರಮ ಪ್ರಭುವಿನ ಅಸ್ತಿತ್ವದಲ್ಲಿ ಸೇರುತ್ತದೆ. ಬಹಿರಂಗ ಮಾಯಾ ಅಥವಾ ಹೊರಗಿನ ಶಕ್ತಿಯು ದೀಪದಂತೆ ಅಲುಗಾಡುತ್ತಿದ್ದರೂ ಅದು ಪರಮಪ್ರಭುವಿನ ಶಕ್ತಿ, ಆದುದರಿಂದ ಮಿಥ್ಯವಾಗಿರಲಾರದು ಎನ್ನುವುದನ್ನು ಈ ಹೇಳಿಕೆಯು ಸಮರ್ಥಿಸುತ್ತದೆ. ಅದು ಮಿಥ್ಯ ಎಂದು ತೋರುತ್ತದೆ ಅಷ್ಟೇ. ಆದಿಯಲ್ಲಿ ಭೌತಿಕ ಪ್ರಕೃತಿಗೆ ಅಸ್ತಿತ್ವವಿಲ್ಲ, ಲಯದ ನಂತರವೂ ಅದು ಅಸ್ತಿತ್ವದಲ್ಲಿ ಇರುವುದಿಲ್ಲ ಎನ್ನುವ ಕಾರಣದಿಂದ ಅದು ಮಿಥ್ಯಾ ಎಂದು ಮಾಯಾವಾದಿ ಸಿದ್ಧಾಂತಿಗಳು ವಾದಿಸುತ್ತಾರೆ. ಆದರೆ ವೇದದ ವಾದ ಸರಣಿಯನ್ನು ಮಣ್ಣಿನ ಮಡಕೆಗಳು ಮತ್ತು ತಟ್ಟೆಗಳ ನಿದರ್ಶನದಿಂದ ಹೇಳಬಹುದು. ಪರಮಸತ್ಯದ ಯಾವುದೇ ಉಪ ಉತ್ಪನ್ನವು ಅಶಾಶ್ವತವಾದರೂ ಪರಮಪ್ರಭುವಿನ ಶಕ್ತಿ ಶಾಶ್ವತ. ಮಣ್ಣಿನ ಮಡಕೆಯನ್ನು ಅಥವಾ ಹೂಜಿಯನ್ನು ಒಡೆಯಬಹುದು, ಇಲ್ಲವೇ ತಟ್ಟೆ ಅಥವಾ ಬಟ್ಟಲಿನಂತೆ ಅದಕ್ಕೆ ಬೇರೆ ರೂಪವನ್ನು ಕೊಡಬಹುದು. ಆದರೆ ಅದನ್ನು ಮಾಡಲು ಬಳಸಿದ ವಸ್ತು ಮಣ್ಣು ಹಾಗೆಯೇ ಇರುತ್ತದೆ. ಈ ಬ್ರಹ್ಮಾಂಡದ ಮೂಲತತ್ವವು ಯಾವಾಗಲೂ ಒಂದೇ, ಇದು ಬ್ರಹ್ಮನ್ ಅಥವಾ ಪರಮಸತ್ಯ. ಆದುದರಿಂದ ಅದು ಮಿಥ್ಯೆ ಎನ್ನುವ ಮಾಯಾವಾದಿಗಳು ಸಿದ್ಧಾಂತವು ಮನಸ್ಸಿನ ಕಟ್ಟುಕತೆ ಅಷ್ಟೇ. ಬ್ರಹ್ಮಾಂಡವು ಅಸ್ಥಿರ ಮತ್ತು ಅಶಾಶ್ವತ ಎಂದ ಮಾತ್ರಕ್ಕೆ ಅದು ಮಿಥ್ಯೆಯಲ್ಲ. ಮಿಥ್ಯೆ ಎಂದರೆ ವಾಸ್ತವವಾಗಿ ಅಸ್ತಿತ್ವದಲ್ಲಿ ಇಲ್ಲದೆ ಹೆಸರಿನಲ್ಲಿ ಮಾತ್ರ ಇರುವುದು. ಉದಾಹರಣೆಗೆ ಕುದುರೆ ಮೊಟ್ಟೆ ಅಥವಾ ಆಕಾಶದ ಹೂವು ಅಥವಾ ಮೊಲದ ಕೋಡು, ಇವು ಹೆಸರಿನಲ್ಲಿ ಮಾತ್ರ ಇವೆ. ಕುದುರೆ ಮೊಟ್ಟೆಗಳಿಲ್ಲ, ಮೊಲದ ಕೋಡುಗಳಿಲ್ಲ ಮತ್ತು ಆಕಾಶದಲ್ಲಿ ಬೆಳೆಯುವ ಹೂವುಗಳಿಲ್ಲ. ಅನೇಕ ವಸ್ತುಗಳು ಹೆಸರಿನಲ್ಲಿ ಮತ್ತು ಕಲ್ಪನೆಯಲ್ಲಿ ಮಾತ್ರ ಇವೆ, ವಾಸ್ತವವಾಗಿ ಇಲ್ಲ. ಇಂತಹ ವಸ್ತುಗಳು ಮಿಥ್ಯೆ. ಆದರೆ ಭೌತಿಕ ಜಗತ್ತು ಕಾಣಿಸಿಕೊಂಡು ಮತ್ತೆ ಮಾಯವಾಗುತ್ತದೆ ಎನ್ನುವ ಕಾರಣದಿಂದ ವೈಷ್ಣವನು ಭೌತಿಕ ಜಗತ್ತು ಮಿಥ್ಯೆ ಎಂದು ಒಪ್ಪಲಾರ. ವೇದಗಳ ಸಾಕಾರ ರೂಪಗಳು ಮುಂದುವರೆದು ಪರಮಾತ್ಮನೂ ಜೀವಾತ್ಮನೂ ಒಂದೇ ಮರದ ಮೇಲೆ ಕುಳಿತಿರುವ ಎರಡು ಹಕ್ಕಿಗಳಂತೆ, ಒಂದೇ ದೇಹದಲ್ಲಿದ್ದರೂ ಯಾವಾಗಲೂ ಅವು ಸರಿಸಮವಲ್ಲ ಎಂದು ಹೇಳಿದವು. ವೇದಗಳಲ್ಲಿ ಹೇಳಿರುವಂತೆ ಈ ಹಕ್ಕಿಗಳು ಸ್ನೇಹಿತರಂತೆ ಕುಳಿತಿದ್ದರೂ ಸರಿಸಮಾನವಲ್ಲ. ಒಂದು ಸಾಕ್ಷಿ ಮಾತ್ರ, ಇದು ಪರಮಾತ್ಮ. ಇನ್ನೊಂದು ಗಿಡದ ಹಣ್ಣುಗಳನ್ನು ತಿನ್ನುತ್ತದೆ, ಇದು ಜೀವಾತ್ಮ. ಬ್ರಹ್ಮಾಂಡವು ಸೃಷ್ಟಿಯಾದಾಗ ಜೀವಾತ್ಮನು ತನ್ನ ಹಿಂದಿನ ಕಾಮ್ಯಕರ್ಮಗಳಿಂದ ಸೃಷ್ಟಿಯಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ಳುತ್ತಾನೆ. ತನ್ನ ನಿಜಸ್ವರೂಪದ ದೀರ್ಘ ಮರವಿನಿಂದಾಗಿ ಅವನು ಭೌತಿಕ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಅವನಿಗೆ ಲಭ್ಯವಾದ ಸ್ವರೂಪದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ. ಭೌತಿಕ ರೂಪವನ್ನು ಧರಿಸಿದ ನಂತರ ಅವನು ಪ್ರಕೃತಿಯ ಗುಣತ್ರಯಗಳಿಗೆ ಅಧೀನನಾಗುತ್ತಾನೆ ಮತ್ತು ಭೌತಿಕ ಜಗತ್ತಿನಲ್ಲಿ ತನ್ನ ಅಸ್ತಿತ್ವವನ್ನು ಮುಂದುವರಿಸಲು ಅದರಂತೆಯೇ ನಡೆದುಕೊಳ್ಳುತ್ತಾನೆ. ಅಜ್ಞಾನವು ಸುತ್ತುವರಿದಿರುವುದರಿಂದ ಅವನ ಸಹಜ ಶ್ರೀಮಂತಿಕೆಗಳು ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೂ ನಾಶವಾದಂತೆಯೇ ಇರುತ್ತವೆ. ಪರಮಾತ್ಮ ಅಥವಾ ದೇವೋತ್ತಮ ಪರಮಪುರುಷನು ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಂಡರೂ ಅವನ ಶ್ರೀಮಂತಿಕೆಗಳಿಗೆ ಕುಂದು ಬರುವುದಿಲ್ಲ. ಅವನು ಎಲ್ಲ ಶ್ರೀಮಂತಿಕೆಗಳನ್ನೂ ಪರಿಪೂರ್ಣತೆಗಳನ್ನೂ ಸಂಪೂರ್ಣವಾಗಿ ಉಳಿಸಿಕೊಳ್ಳುತ್ತಾನೆ. ಆದರೆ ಈ ಭೌತಿಕ ಜಗತ್ತಿನ ಕಷ್ಟಗಳಿಂದ ದೂರ ಉಳಿಯುತ್ತಾನೆ. ಬದ್ಧಾತ್ಮವು ಭೌತಿಕ ಜಗತ್ತಿನಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ, ಆದರೆ ಪರಮಾತ್ಮನು ಅಥವಾ ದೇವೋತ್ತಮ ಪರಮ ಪುರುಷನು ಹಾವು ಪೊರೆ ಕಳಚುವಂತೆ ಅದನ್ನು ಮೋಹವಿಲ್ಲದೆ ಬಿಡುತ್ತಾನೆ. ಪರಮಾತ್ಮನಿಗೂ ಬದ್ಧ ಬಿಡಿ ಆತ್ಮನಿಗೂ ಇರುವ ವ್ಯತ್ಯಾಸವೆಂದರೆ ಪರಮಾತ್ಮನು ಅಥವಾ ದೇವೋತ್ತಮ ಪರಮ ಪುರುಷನು ಷಡೈಶ್ವರ್ಯ, ಅಷ್ಟಸಿದ್ಧಿ ಮತ್ತು ಅಷ್ಟಗುಣ ಎನ್ನುವಂತಹ ಸಹಜವಾದ ಶ್ರೀಮಂತಿಕೆಗಳನ್ನು ಉಳಿಸಿಕೊಳ್ಳುತ್ತಾನೆ. ಸಾಕಷ್ಟು ತಿಳಿವಳಿಕೆ ಇಲ್ಲದಿರುವುದರಿಂದಾಗಿ ಮಾಯಾವಾದದ ಸಿದ್ಧಾಂತಿಗಳು ಕೃಷ್ಣನು ಸದಾ ಷಷ್ಠ ಶ್ರೀಮಂತಿಕೆಗಳು, ಅಷ್ಟ ದಿವ್ಯ ಗುಣಗಳು ಮತ್ತು ಅಷ್ಟ ಪರಿಪೂರ್ಣತೆಗಳಿಂದ ತುಂಬಿರುತ್ತಾನೆ ಎನ್ನುವುದನ್ನು ಮರೆಯುತ್ತಾರೆ. ಆರು ಶ್ರೀಮಂತಿಕೆಗಳೆಂದರೆ ಐಶ್ವರ್ಯ, ಬಲ, ಸೌಂದರ್ಯ, ಕೀರ್ತಿ, ಜ್ಞಾನ ಮತ್ತು ವೈರಾಗ್ಯ. ಇವುಗಳಲ್ಲಿ ಯಾರೂ ಕೃಷ್ಣನನ್ನು ಮೀರಿಸಲಾರರು. ಕೃಷ್ಣನ ಎಂಟು ದಿವ್ಯ ಗುಣಗಳಲ್ಲಿ ಮೊದಲನೆಯದು ಅವನನ್ನು ಯಾವಾಗಲೂ ಭೌತಿಕ ಅಸ್ತಿತ್ವದ ಕಶ್ಮಲವು ಮುಟ್ಟುವುದಿಲ್ಲ ಎನ್ನುವುದು. ಇದನ್ನು ಈಶೋಪನಿಷತ್ತಿನಲ್ಲಿಯೂ ಹೇಳಿದೆ, ಅಪಾಪವಿದ್ಧಂ. ಹೇಗೆ ಸೂರ್ಯನನ್ನು ಯಾವ ಕಶ್ಮಲವೂ ಮುಟ್ಟಲಾರದೋ ಹಾಗೆಯೇ ಪರಮಪ್ರಭುವಿಗೆ ಪಾಪಕರ್ಮಗಳ ಮೈಲಿಗೆಯಿಲ್ಲ. ಹಾಗೆಯೇ ಕೆಲವೊಮ್ಮೆ ಕೃಷ್ಣನ ಕಾರ್ಯಗಳು ಅಧಾರ್ಮಿಕ ಎಂದು ತೋರಿದರೂ ಅವನಿಗೆ ಅವುಗಳಿಂದ ಮೈಲಿಗೆ ಇಲ್ಲ. ಎರಡನೆಯ ದಿವ್ಯ ಗುಣವೆಂದರೆ ಕೃಷ್ಣನಿಗೆ ಸಾವಿಲ್ಲ. ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನಿಗೆ ತಾನು ಮತ್ತು ಅರ್ಜುನನು ಈ ಭೌತಿಕ ಜಗತ್ತಿಗೆ ಬಹುಬಾರಿ ಬಂದಿದ್ದರೂ ಭೂತ, ವರ್ತಮಾನ ಮತ್ತು ಭವಿಷ್ಯಗಳ ಕ್ರಿಯೆಯೆಲ್ಲ ತನಗೆ ಮಾತ್ರ ನೆನಪಿವೆ ಎಂದು ಹೇಳುತ್ತಾನೆ. ಇದರ ಅರ್ಥ ಅವನಿಗೆ ಸಾವೇ ಇಲ್ಲ. ವಿಸ್ಮರಣೆಗೆ ಸಾವು ಕಾರಣ. ನಾವು ಸಾಯುವುದರಿಂದ ದೇಹಗಳನ್ನು ಬದಲಾಯಿಸುತ್ತೇವೆ, ಇದು ವಿಸ್ಮರಣೆ. ಆದರೆ ಕೃಷ್ಣನಿಗೆ ಮರವೆಯಿಲ್ಲ, ಹಿಂದೆ ನಡೆದುದೆಲ್ಲ ಅವನಿಗೆ ನೆನಪಿರುತ್ತದೆ. ಇಲ್ಲವಾದರೆ ತಾನು ಭಗವದ್ಗೀತೆಯನ್ನು ಮೊಟ್ಟ ಮೊದಲು ಸೂರ್ಯದೇವನಿಗೆ ವಿವಸ್ವಾನನಿಗೆ ಉಪದೇಶಿಸಿದೆ ಎಂದು ಅವನಿಗೆ ನೆನಪಿರುವುದು ಹೇಗೆ? ಆದುದರಿಂದ ಅವನಿಗೆ ಸಾವಿಲ್ಲ, ಆತನು ವೃದ್ಧನೂ ಆಗುವುದಿಲ್ಲ. ಕುರುಕ್ಷೇತ್ರ ರಣರಂಗದಲ್ಲಿ ಅವನು ಕಾಣಿಸಿಕೊಂಡಾಗ ಅವನು ಮುತ್ತಾತ, ಆದರೂ ಅವನು ಮುದುಕನಂತೆ ಕಾಣುತ್ತಿರಲಿಲ್ಲ. ಯಾವ ಪಾಪ ಕಾರ್ಯಗಳೂ ಅವನನ್ನು ಮೈಲಿಗೆಗೊಳಿಸಲಾರವು. ಕೃಷ್ಣನಿಗೆ ಸಾವಿಲ್ಲ, ಮುಪ್ಪಿಲ್ಲ, ಅವನು ಯಾವ ದುಃಖಕ್ಕೂ ಒಳಗಾಗುವುದಿಲ್ಲ. ಅವನಿಗೆ ಹಸಿವೆಯಾಗುವುದಿಲ್ಲ, ನೀರಡಿಕೆಯಾಗುವುದಿಲ್ಲ. ಅವನ ಬಯಕೆಗಳೆಲ್ಲ ನಿಯಮಬದ್ಧವಾದುವೆ ಮತ್ತು ಅವನ ತೀರ್ಮಾನವನ್ನು ಯಾರೂ ಬದಲಾಯಿಸಲಾರರು. ಇವು ಕೃಷ್ಣನ ದಿವ್ಯ ಗುಣಗಳು. ಅಲ್ಲದೆ ಕೃಷ್ಣನಿಗೆ ಯೋಗೇಶ್ವರ ಎಂದು ಹೆಸರು. ಅವನಿಗೆ ಎಲ್ಲ ಶ್ರೀಮಂತಿಕೆಗಳು ಅಥವಾ ಸೂಕ್ಷ್ಮಾತಿ ಸೂಕ್ಷ್ಮನಾಗಬಲ್ಲ ಅಣಿಮಾ ಸಿದ್ಧಿಯಂತಹ ಯೋಗ ಶಕ್ತಿಗಳುಂಟು. ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನು ಅಣುವನ್ನೂ ಪ್ರವೇಶಿಸಿದ್ದಾನೆ ಎಂದು ಹೇಳಿದೆ. ಅಂಡಾಂತರಸ್ಥ ಪರಮಾಣು ಛಾಯಾಂತರಸ್ಥಂ, ಹೀಗೆಯೇ ಗರ್ಭೋದಕಶಾಯಿ ವಿಷ್ಣುವಾಗಿ ಅವನು ಬ್ರಹ್ಮಾಂಡದೊಳಗಿದ್ದಾನೆ. ಮಹಾವಿಷ್ಣುವಾಗಿ ಕಾರಣ ಸಾಗರದಲ್ಲಿ ಮಲಗಿರುವ ಅವನ ದೇಹವು ಎಷ್ಟು ಬೃಹದಾಕಾರವಾಗಿದೆ ಎಂದರೆ, ಅವನು ಉಸಿರು ಬಿಟ್ಟಾಗ ಕೋಟ್ಯಂತರ ವಿಶ್ವಗಳು ಅವನ ದೇಹದಿಂದ ಹೊರಹೊಮ್ಮುತ್ತವೆ. ಇದಕ್ಕೆ ಮಹಿಮಾಸಿದ್ಧಿ ಎಂದು ಹೆಸರು. ಕೃಷ್ಣನಿಗೆ ಲಘಿಮಾಸಿದ್ಧಿಯೂ ಉಂಟು. ಅವನು ಅತ್ಯಂತ ಲಘುವಾಗಬಲ್ಲ. ಕೃಷ್ಣನು ಈ ವಿಶ್ವದೊಳಹೊಕ್ಕು ಅಣುಗಳನ್ನೂ ಒಳಹೋಗುವುದರಿಂದಲೇ ಲೋಕಗಳೆಲ್ಲ ಗಾಳಿಯಲ್ಲಿ ತೇಲಾಡುತ್ತಿವೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಭಾರರಹಿತ ಸ್ಥಿತಿಗೆ ಇದೇ ವಿವರಣೆ. ಕೃಷ್ಣನಿಗೆ ಪ್ರಾಪ್ತಿಯ ಪರಿಪೂರ್ಣತೆಯೂ ಉಂಟು. ಅವನು ಬಯಸಿದುದನ್ನು ಪಡೆಯಬಲ್ಲ. ಹಾಗೆಯೇ ಅವನಿಗೆ ಈಶಿತಾ ಶಕ್ತಿ ಇದೆ, ಎಂದರೆ ನಿಯಂತ್ರಕ ಶಕ್ತಿ ಇದೆ. ಅವನು ಪರಮೇಶ್ವರ, ಪರಮ ನಿಯಂತ್ರಕ. ಅಲ್ಲದೆ ಕೃಷ್ಣನು ಯಾರನ್ನೇ ಆದರೂ ತನ್ನ ಪ್ರಭಾವದೊಳಕ್ಕೆ ತರಬಲ್ಲ. ಇದಕ್ಕೆ ವಶಿತ ಎಂದು ಹೆಸರು. ಕೃಷ್ಣನಿಗೆ ಎಲ್ಲ ಶ್ರೀಮಂತಿಕೆಗಳೂ ದಿವ್ಯ ಗುಣಗಳೂ ಯೋಗಶಕ್ತಿಗಳೂ ಉಂಟು. ಸಾಮಾನ್ಯ ಮನುಷ್ಯರನ್ನು ಅವನ ಜೊತೆಗೆ ಹೋಲಿಸುವಂತಿಲ್ಲ. ಆದುದರಿಂದ ಪರಮಾತ್ಮನೂ ಜೀವಾತ್ಮನೂ ಸರಿಸಮ ಎನ್ನುವ ಮಾಯಾವಾದವು ತಪ್ಪು ಗ್ರಹಿಕೆ. ಇದರ ನಿರ್ಣಯವೆಂದರೆ ಕೃಷ್ಣನು ಪೂಜಾರ್ಹನು, ಇತರ ಜೀವಿಗಳೆಲ್ಲ ಅವನ ಸೇವಕರು ಮಾತ್ರ. ಈ ಅರಿವನ್ನು ಆತ್ಮ ಸಾಕ್ಷಾತ್ಕಾರ ಎನ್ನುತ್ತಾರೆ. ಕೃಷ್ಣನ ನಿರಂತರ ಸೇವಕನೆಂಬ ಅರಿವಲ್ಲದೆ ಬೇರೆ ಯಾವುದೇ ಗ್ರಹಿಕೆಗೆ ಮಾಯೆಯೇ ಕಾರಣ. ಜೀವಿಗೆ ದೇವೋತ್ತಮ ಪರಮ ಪುರುಷನಿಗೆ ಸಮನಾಗಲು ಪ್ರಯತ್ನಿಸುವಂತೆ ಪ್ರೇರಣೆ ಕೊಡುವುದೇ ಮಾಯೆಯ ಕಟ್ಟಕಡೆಯ ಬಲೆ ಎಂದು ಹೇಳಲಾಗಿದೆ. ಮಾಯಾವಾದಿ ಸಿದ್ಧಾಂತಿಯು ತಾನು ದೇವರಿಗೆ ಸಮ ಎಂದು ಹೇಳಿಕೊಳ್ಳುತ್ತಾನೆ. ಆದರೆ ಅವನು ಭೌತಿಕ ತೊಡಕಿನಲ್ಲಿ ಸಿಕ್ಕುಕೊಂಡದ್ದು ಏಕೆ ಎಂಬ ಪ್ರಶ್ನೆಗೆ ಉತ್ತರ ಹೇಳಲಾರ. ಅವನೇ ಪರಮಶಕ್ತ ದೇವರಾದರೆ ಧರ್ಮವಿರುದ್ಧ ಕರ್ಮಗಳಿಗೆ ವಶನಾಗಿ ಅವನು ಕರ್ಮದ ಕೋಟಲನೆಯನ್ನು ಅನುಭವಿಸುವುದು ಹೇಗೆ? ಮಾಯಾವಾದಿಗಳನ್ನು ಈ ವಿಷಯವಾಗಿ ಪ್ರಶ್ನಿಸಿದರೆ ಅವರಿಗೆ ಸರಿಯಾಗಿ ಉತ್ತರ ಹೇಳಲು ಸಾಧ್ಯವಿಲ್ಲ. ಮನುಷ್ಯನು ದೇವೋತ್ತಮ ಪರಮ ಪುರುಷನಿಗೆ ಸಮ ಎನ್ನುವ ಊಹೆಯು ಪಾಪಿ ಜೀವನದ ಮತ್ತೊಂದು ಲಕ್ಷಣ. ಎಲ್ಲ ಪಾಪಕರ್ಮಗಳಿಂದ ಬಿಡುಗಡೆಯಾಗದೆ ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಪಡೆಯಲಾರ. ಮಾಯಾವಾದಿಯು ತಾನು ಪರಮಪ್ರಭುವಿನೊಡನೆ ಒಂದಾಗುತ್ತೇನೆ ಎಂದು ಹೇಳಿಕೊಳ್ಳುವುದೇ ಅವನಿನ್ನೂ ಪಾಪಕರ್ಮಗಳ ಫಲದಿಂದ ಮುಕ್ತನಾಗಿಲ್ಲ ಎಂಬುದಕ್ಕೆ ಸಾಕ್ಷಿ. ಇಂತಹ ಜನರು ಅವಿಶುದ್ಧ ಬುದ್ಧಯ ಎಂದು ಶ್ರೀಮದ್ ಭಾಗವತವು ಹೇಳುತ್ತದೆ. ಹೀಗೆಂದರೆ ಅವರು ತಾವು ಪರಮಸತ್ಯಕ್ಕೆ ಸಮಾನರು ಎಂದು ಹೇಳಿಕೊಳ್ಳುವಾಗಲೇ ತಾವು ಮುಕ್ತರು ಎಂದು ಸುಳ್ಳಾಗಿ ಭಾವಿಸುತ್ತಾರೆ. ಅವರ ಬುದ್ಧಿಶಕ್ತಿಯು ಪರಿಶುದ್ಧವಾಗಿಲ್ಲ. ಯೋಗಿಗಳು ಜ್ಞಾನಿಗಳು ಪಾಪ ಬಯಕೆಗಳಿಂದ ತಮ್ಮನ್ನು ಬಿಡುಗಡೆ ಮಾಡಿಕೊಳ್ಳದಿದ್ದರೆ ಅವರ ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆಯು ಎಂದೂ ಯಶಸ್ವಿಯಾಗುವುದಿಲ್ಲ ಎಂದು ವೇದಗಳ ಸಾಕಾರ ರೂಪಗಳು ಹೇಳುತ್ತವೆ. ವೇದಗಳ ಸಾಕಾರ ರೂಪಗಳು ಹೀಗೆ ಹೇಳಿದವು: ಪ್ರಿಯ ಪ್ರಭುವೇ, ಸಜ್ಜನರು ಪಾಪ ಬಯಕೆಗಳನ್ನು ಬೇರು ಸಹಿತ ಕಿತ್ತು ಹಾಕದಿದ್ದರೆ ಪರಮಾತ್ಮನು ಬಿಡೀ ಆತ್ಮದ ಪಕ್ಕದಲ್ಲಿಯೇ ಕುಳಿತಿದ್ದರೂ ಅವನನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಸಮಾಧಿ ಎಂದರೆ ಮನುಷ್ಯನು ತನ್ನಲ್ಲಿರುವ ಪರಮಾತ್ಮನನ್ನು ಕಂಡುಕೊಳ್ಳುವುದು. ಪಾಪಕರ್ಮಗಳ ಫಲಗಳಿಂದ ಬಿಡುಗಡೆಯಾಗದವನು ಪರಮಾತ್ಮನನ್ನು ಕಾಣಲಾರ. ಮನುಷ್ಯನು ತನ್ನ ಹಾರದಲ್ಲಿ ಒಡವೆಯ ಪುಟ್ಟ ಭರಣಿಯನ್ನಿಟ್ಟುಕೊಂಡು ಒಡವೆಯನ್ನೇ ಮರೆತರೆ ಅದು ಬಹುಮಟ್ಟಿಗೆ ಅವನ ಬಳಿ ಒಡವೆ ಇಲ್ಲದಂತೆಯೇ. ಇದೇ ರೀತಿ ವ್ಯಕ್ತಿಗತ ಆತ್ಮವು ಧ್ಯಾನ ಮಾಡಿಯೂ ಕೂಡ ತನ್ನೊಳಗೆ ಪರಮಾತ್ಮನಿರುವುದನ್ನು ಗ್ರಹಿಸದಿದ್ದಲ್ಲಿ ಅವನಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿಲ್ಲವೆಂದು ಅರ್ಥ. ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ಹಿಡಿದವರು ಮಾಯೆಯ ಪ್ರಭಾವದಿಂದ ಕಲುಷಿತರಾಗದಂತೆ ಬಹು ಎಚ್ಚರಿಕೆಯಿಂದಿರಬೇಕು. ಭಕ್ತನಿಗೆ ಯಾವುದೇ ಬಗೆಯ ಪ್ರಾಪಂಚಿಕ ಬಯಕೆಯೂ ಇರಲಾಗದು ಎಂದು ಶ್ರೀಯ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ. ಕರ್ಮ ಮತ್ತು ಜ್ಞಾನಗಳ ಫಲಗಳಿಂದ ಭಕ್ತನು ಪ್ರಭಾವಿತನಾಗಬಾರದು. ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಅವನ ಅಪೇಕ್ಷೆಗಳಂತೆ ನಡೆದುಕೊಳ್ಳಬೇಕು ಅಷ್ಟೇ. ಇದು ಪರಿಶುದ್ಧ ಭಕ್ತಿಯ ಹಂತ. ಇಂದ್ರಿಯ ತೃಪ್ತಿಗಾಗಿ ಕಲುಷಿತ ಬಯಕೆಗಳನ್ನು ಇಟ್ಟುಕೊಂಡ ಯೋಗಿಗಳು ಎಂದೂ ತಮ್ಮ ಪ್ರಯತ್ನದಲ್ಲಿ ಯಶಸ್ವಿಗಳಾಗುವುದಿಲ್ಲ. ಜೀವಾತ್ಮನಲ್ಲಿರುವ ಪರಮಾತ್ಮನ ಸಾಕ್ಷಾತ್ಕಾರವೂ ಅವರಿಗೆ ಆಗುವುದಿಲ್ಲ. ಆದುದರಿಂದ ಮಾನಸಿಕ ಊಹಾಪೋಹಗಳಿಂದಾಗಲಿ ಪರಿಮಿತವಾದ ಯೋಗಶಕ್ತಿಗಳ ಪ್ರದರ್ಶನದಿಂದಾಗಲಿ ವಿಧ ವಿಧವಾದ ಇಂದ್ರಿಯ ತೃಪ್ತಿಗಳಲ್ಲಿ ಕಾಲವನ್ನು ವ್ಯರ್ಥವಾಗಿ ಕಳೆಯುತ್ತಿರುವ ಯೋಗಿಗಳು ಮತ್ತು ಜ್ಞಾನಿಗಳು ಎನ್ನಿಸಿಕೊಂಡವರು ಬದ್ಧ ಜೀವನದಿಂದ ಬಿಡುಗಡೆಯನ್ನು ಪಡೆಯುವುದೇ ಇಲ್ಲ. ಮತ್ತೆ ಮತ್ತೆ ಜನ್ಮ ತಾಳುತ್ತಾರೆ, ಸಾಯುತ್ತಾರೆ. ಇಂತಹವರಿಗೆ ಈ ಜನ್ಮವೂ ಮುಂದಿನ ಜನ್ಮವೂ ಕಷ್ಟದ ಮೂಲಗಳಷ್ಟೇ ಆಗುತ್ತವೆ. ಇಂತಹ ಪಾಪಿಗಳು ಆಗಲೇ ಈ ಜನ್ಮದಲ್ಲಿಯೇ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಅವರು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿಲ್ಲವಾದುದರಿಂದ ಇಂದ್ರಿಯ ತೃಪ್ತಿಯ ಬಯಕೆಗಳಿಂದ ಕಲುಷಿತರಾದ ಇಂತಹ ಯೋಗಿಗಳು ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಕಷ್ಟಗಳನ್ನು ಅನುಭವಿಸುತ್ತಲೇ ಇರುವರು. ಇದಕ್ಕೆ ಸಂಬಂಧಿಸಿದಂತೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನೆಗಳನ್ನು ಬಿಟ್ಟ ಸನ್ಯಾಸಿಗಳು, ವಿರಕ್ತರು ಶಾಲೆಗಳನ್ನು, ಆಸ್ಪತ್ರೆಗಳನ್ನು ಅಥವಾ ಸನ್ಯಾಸಿ ಮಂದಿರಗಳನ್ನು ತೆರೆಯುವುದು, ಚರ್ಚುಗಳನ್ನು, ದೇವತೆಗಳ ಗುಡಿಗಳನ್ನು ತೆರೆಯುವುದು, ಇಂತಹ ಪರೋಪಕಾರ ಕಾರ್ಯಗಳಲ್ಲಿ ನಿರತರಾಗಿ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದಿದ್ದರೆ ಇಂತಹ ಕಾರ್ಯಗಳಿಂದ ಈ ಜನ್ಮದಲ್ಲಿ ಮಾತ್ರವಲ್ಲದೆ ಮುಂದಿನ ಜನ್ಮದಲ್ಲಿಯೂ ತೊಂದರೆಗೆ ಒಳಗಾಗುತ್ತಾರೆ ಎಂದು ಹೇಳಿದ್ದಾರೆ. ಕೃಷ್ಣ ಸಾಕ್ಷಾತ್ಕಾರವನ್ನು ಪಡೆಯಲು ಈ ಜನ್ಮವನ್ನು ಬಳಸಿಕೊಳ್ಳದೆ ಸನ್ಯಾಸಿಗಳು ಸನ್ಯಾಸಾಶ್ರಮದ ವ್ಯಾಪ್ತಿಗೆ ಮೀರಿದ ಚಟುವಟಿಕೆಗಳಲ್ಲಿ ತಮ್ಮ ಕಾಲವನ್ನೂ ಶಕ್ತಿಯನ್ನೂ ವ್ಯಯ ಮಾಡುತ್ತಾರೆ. ಆದರೆ ವಿಷ್ಣುವಿನ ದೇವಾಲಯವನ್ನು ಕಟ್ಟುವಂತಹ ಚಟುವಟಿಕೆಗಳಲ್ಲಿ ತನ್ನ ಶಕ್ತಿಯನ್ನು ತೊಡಗಿಸುವ ಭಕ್ತನ ಪ್ರಯತ್ನವು ಎಂದೂ ವ್ಯರ್ಥವಾಗುವುದಿಲ್ಲ. ಇಂತಹ ಕೆಲಸ ಕಾರ್ಯಗಳಿಗೆ ಕೃಷ್ಣಾರ್ಥೇ ಅಖಿಲ ಚೇಷ್ಟ ಎಂದರೆ ಕೃಷ್ಣನನ್ನು ಸಂತೋಷಗೊಳಿಸುವುದಕ್ಕಾಗಿ ಮಾಡಿದ ಕಾರ್ಯಗಳು ಎಂದು ಹೆಸರು. ಒಬ್ಬ ದಾನಶೀಲನು ಒಂದು ಶಾಲೆಯ ಕಟ್ಟಡವನ್ನು ತೆರೆಯುವುದು ಮತ್ತು ಒಬ್ಬ ಭಕ್ತನು ದೇವಾಲಯವನ್ನು ಕಟ್ಟಿಸುವುದು ಒಂದೇ ಮಟ್ಟದ ಕಾರ್ಯಗಳಲ್ಲ. ದಾನಶೀಲನು ಶಿಕ್ಷಣ ಸಂಸ್ಥೆಯನ್ನು ತೆರೆಯುವುದು ಧಾರ್ಮಿಕ ಕಾರ್ಯವಾಗಬಹುದು, ಅದು ಕರ್ಮದ ವಿಧಿಗಳಿಗೆ ಅಧೀನ. ವಿಷ್ಣು ದೇವಾಲಯವನ್ನು ಕಟ್ಟುವುದು ಭಕ್ತಿಪೂರ್ವಕ ಸೇವೆ. ಭಕ್ತಿಪೂರ್ವಕ ಸೇವೆಯು ಕರ್ಮದ ವ್ಯಾಪ್ತಿಯೊಳಗೆ ಬರುವುದಿಲ್ಲ. ಭಕ್ತರು ಭೌತಿಕ ಪ್ರಕೃತಿಯ ಗುಣತ್ರಯಗಳ ಪ್ರಭಾವವನ್ನು ಮೀರುತ್ತಾರೆ ಮತ್ತು ಬ್ರಹ್ಮ ಸಾಕ್ಷಾತ್ಕಾರದ ವೇದಿಕೆಯ ಮೇಲೆ ನಿಲ್ಲುತ್ತಾರೆ. ಬ್ರಹ್ಮಭೂಯೆಯ ಕಲ್ಪತೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಭಗವದ್ಗೀತೆಯು ಹೀಗೆ ಹೇಳುತ್ತದೆ, ಸಗುಣಾನ್ ಸಮತೀತ್ಯ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ. ದೇವೋತ್ತಮ ಪರಮಪುರುಷನ ಭಕ್ತರು ಭೌತಿಕ ಪ್ರಕೃತಿಯ ಮೂರು ಗುಣಗಳ ಪ್ರತಿಕ್ರಿಯೆಗಳನ್ನು ಮೀರುತ್ತಾರೆ ಮತ್ತು ಬ್ರಹ್ಮನ ದಿವ್ಯ ವೇದಿಕೆಯ ಮೇಲೆ ಇರುತ್ತಾರೆ. ಭಕ್ತರು ಈ ಜನ್ಮದಲ್ಲಿಯೂ ಮುಕ್ತರು, ಮುಂದಿನ ಜನ್ಮದಲ್ಲಿಯೂ ಮುಕ್ತರು. ಯಜ್ಞ ಅಥವಾ ವಿಷ್ಣು ಅಥವಾ ಕೃಷ್ಣನಿಗಾಗಿ ಈ ಭೌತಿಕ ಜಗತ್ತಿನಲ್ಲಿ ಮಾಡಿದ ಕಾರ್ಯವು ಮುಕ್ತ ಕಾರ್ಯ ಎಂದು ಪರಿಗಣಿಸಬೇಕು. ಆದರೆ ಪರಿಪೂರ್ಣನಾದ ದೇವೋತ್ತಮ ಪರಮಪುರುಷನಾದ ಅಚ್ಯುತನ ಸಂಬಂಧವಿಲ್ಲದೆ ಕರ್ಮಫಲಗಳ ನಿಯಮವನ್ನು ತೊರೆಯಲು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯ ಜೀವನವು ಮುಕ್ತಿಯ ಜೀವನ. ಇದರ ನಿರ್ಣಯವೆಂದರೆ ಭಕ್ತನು ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಭಗವಂತನ ಕೃಪೆಯಿಂದ ಮುಕ್ತಿಯನ್ನು ಪಡೆಯುತ್ತಾನೆ. ಆದರೆ ಕರ್ಮಿಗಳಿಗೆ, ಜ್ಞಾನಿಗಳಿಗೆ ಮತ್ತು ಯೋಗಿಗಳಿಗೆ ಈ ಜನ್ಮದಲ್ಲಿಯಾಗಲಿ ಮುಂದಿನ ಜನ್ಮದಲ್ಲಿಯಾಗಲಿ ಮುಕ್ತಿಯಿಲ್ಲ. ವೇದಗಳ ಸಾಕಾರ ರೂಪಗಳು ಹೀಗೆ ಮುಂದುವರಿದವು. ಪ್ರಿಯ ಪ್ರಭುವೇ, ನಿನ್ನ ಕೃಪೆಯಿಂದ ನಿನ್ನ ಚರಣಕಮಲಗಳ ಮಹಿಮೆಯನ್ನು ಅರಿತವನು ಭೌತಿಕ ಸುಖ ದುಃಖಗಳನ್ನು ಅಲಕ್ಷ್ಯ ಮಾಡುತ್ತಾನೆ. ನಾವು ಈ ಭೌತಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲವೂ ಭೌತಿಕ ಸಂಕಟಗಳು ಅನಿವಾರ್ಯ. ಆದರೆ ಧಾರ್ಮಿಕ ಮತ್ತು ಅಧಾರ್ಮಿಕ ಕಾರ್ಯಗಳ ಫಲಗಳಾದ ಇಂತಹ ಕ್ರಿಯೆ ಪ್ರತಿಕ್ರಿಯೆಗಳತ್ತ ಭಕ್ತನು ಮನಸ್ಸನ್ನು ಹರಿಸುವುದಿಲ್ಲ. ಜನಸಾಮಾನ್ಯರ ಹೊಗಳಿಕೆ ತೆಗಳಿಕೆಗಳಿಂದ ಭಕ್ತನಿಗೆ ಸಂತೋಷವೂ ಇಲ್ಲ, ದುಃಖವೂ ಇಲ್ಲ. ಜನಸಾಮಾನ್ಯರು ಹಲವೊಮ್ಮೆ ಒಬ್ಬ ಭಕ್ತನನ್ನು ಅವನ ಅಲೌಕಿಕ ಕಾರ್ಯಗಳಿಗಾಗಿ ತುಂಬ ಹೊಗಳುತ್ತಾರೆ, ಕೆಲವೊಮ್ಮೆ ಕಾರಣವೇ ಇಲ್ಲದೆ ಟೀಕಿಸುತ್ತಾರೆ. ನಿಜವಾದ ಭಕ್ತನು ಯಾವಾಗಲೂ ಜನಸಾಮಾನ್ಯರ ಹೊಗಳಿಕೆ ತೆಗಳಿಕೆಗಳನ್ನು ನಿರ್ಲಕ್ಷಿಸುತ್ತಾನೆ. ವಾಸ್ತವಿಕವಾಗಿ ಭಕ್ತನ ಚಟುವಟಿಕೆಗಳು ಅಲೌಕಿಕ ನೆಲೆಯಲ್ಲಿರುತ್ತವೆ. ಭೌತಿಕ ಕರ್ಮಗಳಲ್ಲಿ ನಿರತರಾದವರ ಹೊಗಳಿಕೆ ಆಕ್ಷೇಪಣೆಗಳಲ್ಲಿ ಅವನಿಗೆ ಆಸಕ್ತಿಯಿಲ್ಲ. ಹೀಗೆ ಭಕ್ತನು ತನ್ನ ಅಲೌಕಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಬಲ್ಲವನಾದರೆ ದೇವೋತ್ತಮ ಪರಮಪುರುಷನು ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಅವನಿಗೆ ಮುಕ್ತಿಯ ಖಚಿತ ಭರವಸೆಯನ್ನು ನೀಡುತ್ತಾನೆ. ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಅವತಾರಗಳಲ್ಲಿ ಪ್ರಭುವಿನ ಮಹತ್ಕಾರ್ಯಗಳನ್ನು ಕೇಳುತ್ತಲೇ ಭಕ್ತನು ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ತನ್ನ ಅಲೌಕಿಕ ಸ್ಥಾನವನ್ನು ಈ ಭೌತಿಕ ಜಗತ್ತಿನಲ್ಲಿ ಉಳಿಸಿಕೊಳ್ಳುತ್ತಾನೆ. ಕೃಷ್ಣ ಪ್ರಜ್ಞೆಯ ಆಂದೋಲನಕ್ಕೆ ಇದೇ ಆಧಾರ. ಶ್ರೀಲ ನರೋತ್ತಮ ದಾಸ ಠಾಕೂರರು ಹೀಗೆ ಹಾಡಿದ್ದಾರೆ. ಪ್ರಿಯ ಪ್ರಭು, ಹಿಂದಿನ ಆಚಾರ್ಯರುಗಳು ತಿಳಿಸಿಕೊಟ್ಟಂತೆ ನಾನು ನಿನ್ನ ಪ್ರೀತಿಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತನಾಗಿರುವಂತಾಗಲಿ, ಪರಿಶುದ್ಧ ಭಕ್ತರೊಂದಿಗೆ ವಾಸಿಸುವಂತಾಗಲಿ, ಜನ್ಮ ಜನ್ಮಗಳಲ್ಲಿಯೂ ಇದೇ ನನ್ನ ಬಯಕೆ. ಎಂದರೆ ತನಗೆ ಮುಕ್ತಿಯು ದೊರೆಯುವುದೇ ಇಲ್ಲವೇ ಎನ್ನುವುದು ಭಕ್ತನಿಗೆ ಮುಖ್ಯವಲ್ಲ. ಭಕ್ತಿಪೂರ್ವಕ ಸೇವೆ ಮಾಡಲು ಅವನು ಕಾತರನಾಗಿದ್ದಾನೆ. ಭಕ್ತಿಪೂರ್ವಕ ಸೇವೆ ಎಂದರೆ ಆಚಾರ್ಯರುಗಳು ಒಪ್ಪದೇ ಇರುವುದೇನನ್ನೂ ಸ್ವತಂತ್ರಿಸಿ ಮಾಡದೇ ಇರುವುದು. ಕೃಷ್ಣ ಪ್ರಜ್ಞೆಯ ಚಳವಳಿಯ ಕೆಲಸ ಕಾರ್ಯಗಳನ್ನು ಹಿಂದಿನ ಆಚಾರ್ಯರುಗಳು ನಿರ್ದೇಶಿಸಿದ್ದಾರೆ. ಇವರಲ್ಲಿ ಪ್ರಮುಖರು ಶೀಲರೂಪ ಗೋಸ್ವಾಮಿಯವರು. ಈ ತತ್ವಗಳನ್ನು ಪಾಲಿಸುವ ಭಕ್ತರ ಸಹವಾಸದಲ್ಲಿ ಭಕ್ತನು ತನ್ನ ದಿವ್ಯ ಸ್ಥಿತಿಯನ್ನು ಪರಿಪೂರ್ಣವಾಗಿ ಉಳಿಸಿಕೊಳ್ಳಲು ಸಮರ್ಥನಾಗುತ್ತಾನೆ. ತನ್ನನ್ನು ಪರಿಪೂರ್ಣವಾಗಿ ಅರಿತವನಲ್ಲಿ ತನಗೆ ಬಹುಪ್ರೀತಿ ಎಂದು ಪ್ರಭುವು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ನಾಲ್ಕು ಬಗೆಯ ಧರ್ಮಿಷ್ಠರು ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗುತ್ತಾರೆ. ಮನುಷ್ಯನು ಧರ್ಮಿಷ್ಠನಾಗಿದ್ದರೆ ದುಃಖದ ಸ್ಥಿತಿಯಲ್ಲಿ ತನ್ನ ದುಃಖವನ್ನು ಕಡಿಮೆ ಮಾಡಲು ಪ್ರಭುವಿನ ಮೊರೆ ಹೋಗುತ್ತಾನೆ. ಧರ್ಮನಿರತನಾದವನಿಗೆ ಭೌತಿಕ ನೆರವು ಅಗತ್ಯವಾದರೆ ಇಂತಹ ನೆರವಿಗಾಗಿ ಪ್ರಭುವನ್ನು ಪ್ರಾರ್ಥಿಸುತ್ತಾನೆ. ದೇವರನ್ನು ತಿಳಿದುಕೊಳ್ಳುವ ಶಾಸ್ತ್ರದಲ್ಲಿ ಧರ್ಮಿಷ್ಠನಿಗೆ ಆಸಕ್ತಿ ಇದ್ದರೆ ಅವನು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಬಳಿ ಸಾರುತ್ತಾನೆ. ಹಾಗೆಯೇ ಕೃಷ್ಣನ ವಿಷಯ ತಿಳಿದುಕೊಳ್ಳಲು ಬಯಸುವವನು ಪರಮಪ್ರಭುವಿನ ಬಳಿ ಸಾರುತ್ತಾನೆ. ಈ ನಾಲ್ಕು ವರ್ಗಗಳವರಲ್ಲಿ ಕಡೆಯವರನ್ನು ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೊಗಳಿದ್ದಾನೆ. ಪರಮಪ್ರಭುವಿನ ವಿಷಯವಾಗಿ ವೈಜ್ಞಾನಿಕ ತಿಳುವಳಿಕೆಯುಳ್ಳ ಹಿಂದಿನ ಆಚಾರ್ಯರುಗಳ ಹೆಜ್ಜೆಗಳನ್ನು ಅನುಸರಿಸಿ ಸಂಪೂರ್ಣ ಜ್ಞಾನ ಮತ್ತು ಭಕ್ತಿಗಳಿಂದ ಕೃಷ್ಣನನ್ನು ಅರಿಯಲು ಪ್ರಯತ್ನಿಸುವವನು ಶ್ಲಾಘನೆಗೆ ಯೋಗ್ಯನಾದವನು. ಬದುಕಿನಲ್ಲಿ ಅನುಕೂಲವಾದ ಮತ್ತು ಪ್ರತಿಕೂಲವಾದ ಎಲ್ಲ ಸ್ಥಿತಿಗಳನ್ನು ಪ್ರಭುವಿನ ಪರಮ ಸಂಕಲ್ಪವು ಸೃಷ್ಟಿಸುತ್ತದೆ ಎನ್ನುವುದನ್ನು ಇಂತಹ ಭಕ್ತನು ಅರ್ಥ ಮಾಡಿಕೊಳ್ಳಬಲ್ಲ. ಪರಮಪ್ರಭುವಿನ ಚರಣಕಮಲಗಳಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ಬದುಕಿನ ಸ್ಥಿತಿ ಗತಿಗಳು ಅನುಕೂಲವೇ ಅಥವಾ ಪ್ರತಿಕೂಲವೇ ಎನ್ನುವುದನ್ನು ಅವನು ಲಕ್ಷ್ಯ ಮಾಡುವುದಿಲ್ಲ. ಪ್ರತಿಕೂಲ ಸ್ಥಿತಿಯನ್ನು ದೇವೋತ್ತಮ ಪರಮಪುರುಷನ ವಿಶೇಷ ಅನುಗ್ರಹ ಎಂದು ಭಕ್ತನು ಸ್ವೀಕರಿಸುತ್ತಾನೆ. ವಾಸ್ತವವಾಗಿ ಭಕ್ತನಿಗೆ ಪ್ರತಿಕೂಲ ಸ್ಥಿತಿ ಎನ್ನುವುದೇ ಇಲ್ಲ. ಪ್ರಭುವಿನ ಸಂಕಲ್ಪದಿಂದ ಬಂದದ್ದೆಲ್ಲ ಅನುಕೂಲವಾದದ್ದೇ ಎಂದು ಅವನು ಗ್ರಹಿಸುತ್ತಾನೆ. ಯಾವುದೇ ಸ್ಥಿತಿಯಲ್ಲಾದರೂ ತನ್ನ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದರಲ್ಲಿಯೇ ಅವನಿಗೆ ಉತ್ಸಾಹ. ಭಕ್ತಿಪೂರ್ವಕ ಸೇವೆಯ ಉನ್ನತ ಹಂತಗಳಲ್ಲಿ ಭಕ್ತನಿಗೆ ವಿಧಿ ನಿಷೇಧಗಳ ಪಟ್ಟಿಯಲ್ಲಿಯೂ ಆಸಕ್ತಿ ಇರುವುದಿಲ್ಲ. ಭಕ್ತಿಯ ಈ ಮನೋಭಾವವನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿರುವುದು ಹೀಗೆ: ಭಕ್ತರು ದುಃಖಕ್ಕೀಡಾದ ಕಾಲದಲ್ಲಿ ಕುಗ್ಗುವುದಿಲ್ಲ, ಸುಖ ಬಂದಾಗ ಹಿಗ್ಗುವುದೂ ಇಲ್ಲ. ಆಚಾರ್ಯರುಗಳ ಹೆಜ್ಜೆಗಳನ್ನು ಅನುಸರಿಸಿದಾಗ ಮಾತ್ರ ಇಂತಹ ಸ್ಥಿತಿಯನ್ನು ಉಳಿಸಿಕೊಳ್ಳಲು ಸಾಧ್ಯ. ಪರಿಶುದ್ಧ ಭಕ್ತನು ಆಚಾರ್ಯರುಗಳ ಹೆಜ್ಜೆಗಳಲ್ಲಿ ನಡೆಯುವುದರಿಂದ ಭಕ್ತಿಪೂರ್ವಕ ಸೇವೆಯನ್ನು ಮಾಡಲು ಅವನು ಮಾಡುವ ಯಾವುದೇ ಕಾರ್ಯವು ಅಲೌಕಿಕ ವೇದಿಕೆಯಲ್ಲಿದೆ ಎಂದು ಅರಿತುಕೊಳ್ಳಬೇಕು. ಆಚಾರ್ಯನು ಟೀಕೆಯನ್ನು ಮೀರಿದವನು ಎಂದು ಕೃಷ್ಣನು ಈ ಕಾರಣಕ್ಕಾಗಿಯೇ ಹೇಳುತ್ತಾನೆ. ನವಶಿಷ್ಯನು ತಾನು ಆಚಾರ್ಯರಿಗೆ ಸಮ ಎಂದು ಭಾವಿಸಬಾರದು. ಆಚಾರ್ಯರುಗಳು ದೇವೋತ್ತಮ ಪರಮಪುರುಷನ ವೇದಿಕೆಯ ಮೇಲೆಯೇ ಇದ್ದಾರೆ. ಆದುದರಿಂದ ನವಭಕ್ತರು ಕೃಷ್ಣನನ್ನಾಗಲಿ ಅವನ ಪ್ರತಿನಿಧಿಗಳಾದ ಆಚಾರ್ಯರುಗಳನ್ನಾಗಲಿ ಕುರಿತು ಟೀಕೆ ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳಬೇಕು. ವೇದಗಳ ಸಾಕಾರ ರೂಪಗಳು ಹೀಗೆ ದೇವೋತ್ತಮ ಪರಮಪುರುಷನನ್ನು ವಿಧ ವಿಧವಾಗಿ ಪೂಜಿಸಿದವು. ಪ್ರಾರ್ಥನೆಯ ಮೂಲಕ ಪರಮಪ್ರಭುವನ್ನು ಪೂಜಿಸುವುದೆಂದರೆ ಅವನ ಅಲೌಕಿಕ ಗುಣಗಳನ್ನು, ಲೀಲೆಗಳನ್ನು ಮತ್ತು ಕಾರ್ಯಗಳನ್ನು ಸ್ಮರಿಸುವುದು ಎಂದರ್ಥ. ಆದರೆ ಪ್ರಭುವಿನ ಲೀಲೆಗಳಿಗೆ ಮತ್ತು ಗುಣಗಳಿಗೆ ಮಿತಿಯಿಲ್ಲ. ಪ್ರಭುವಿನ ಎಲ್ಲ ಗುಣಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಸಾಧ್ಯವಿಲ್ಲ. ಆದುದರಿಂದ ವೇದಗಳ ಸಾಕಾರ ರೂಪಗಳು ತಮ್ಮಿಂದ ಆದಷ್ಟು ಮಟ್ಟಿಗೆ ಪೂಜಿಸಿ ಕಡೆಗೆ ಹೀಗೆ ಹೇಳಿದವು: ಪ್ರಿಯ ಪ್ರಭುವೇ, ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕದ ಪರಮದೇವತೆ ಬ್ರಹ್ಮನು, ಸ್ವರ್ಗಲೋಕದ ಪರಮದೇವತೆಯಾದ ಇಂದ್ರನು, ಸೂರ್ಯಲೋಕ, ಚಂದ್ರಲೋಕ ಮೊದಲಾದ ಲೋಕಗಳ ದೇವತೆಗಳು ಈ ಭೌತಿಕ ಜಗತ್ತನ್ನು ರಹಸ್ಯವಾಗಿ ನಿರ್ದೇಶಿಸುತ್ತಿದ್ದರೋ ಅವರಿಗೆ ನಿನ್ನ ವಿಷಯದಲ್ಲಿ ಇರುವ ತಿಳುವಳಿಕೆಯು ಬಹು ಅಲ್ಪ. ಹೀಗಿರುವಾಗ ಸಾಮಾನ್ಯ ಮನುಷ್ಯರ ಮತ್ತು ಬೌದ್ಧಿಕ ಊಹಾಪೋಹಗಳಲ್ಲಿ ತೊಡಗುವವರ ವಿಷಯವಾಗಿ ಏನು ಹೇಳಲು ಸಾಧ್ಯ? ಅಮಿತವಾದ ನಿನ್ನ ದಿವ್ಯ ಗುಣಗಳನ್ನು ಹೇಳಲು ಯಾರಿಗೂ ಸಾಧ್ಯವಿಲ್ಲ. ನಿನ್ನ ರೂಪ ಮತ್ತು ಗುಣಗಳ ಉದ್ದ ಅಗಲಗಳನ್ನು ಅಂದಾಜು ಮಾಡಲು ಯಾರಿಗೂ ಬೌದ್ಧಿಕ ಊಹಾಪೋಹಗಳನ್ನು ಮಾಡುವವರು ಮತ್ತು ಉನ್ನತ ಲೋಕಗಳಲ್ಲಿರುವ ದೇವತೆಗಳಿಗೂ ಸಹ ಸಾಧ್ಯವಿಲ್ಲ. ನಿನ್ನ ದಿವ್ಯ ಗುಣಗಳ ಸಂಪೂರ್ಣ ಅರಿವು ನಿನಗೇ ಸಹ ಇಲ್ಲ ಎಂದು ನಮಗೆ ತೋರುತ್ತದೆ. ಇದಕ್ಕೆ ಕಾರಣ ನೀನು ಅಮಿತನಾದವನು ಎನ್ನುವುದು. ನೀನೇ ನಿನ್ನನ್ನು ಅರಿಯೇ ಎಂದು ನಿನ್ನ ವಿಷಯದಲ್ಲಿ ಹೇಳುವುದು ಯೋಗ್ಯವಲ್ಲವಾದರೂ ನಿನ್ನ ಗುಣಗಳಿಗೆ, ಶಕ್ತಿಗಳಿಗೆ ಮತ್ತು ಜ್ಞಾನಕ್ಕೆ ಮಿತಿಯಿಲ್ಲವಾದುದರಿಂದ ನಿನ್ನ ಜ್ಞಾನ ಮತ್ತು ನಿನ್ನ ಶಕ್ತಿಗಳ ವಿಸ್ತೃತ ರೂಪ ಇವುಗಳ ನಡುವೆ ಸ್ಪರ್ಧೆಯಿದೆ ಎಂದು ಭಾವಿಸುವುದು ಕಾರ್ಯರೂಪಿನ
ಭಾವವೆಂದರೆ ಭಗವಂತನು ಅವನ ಜ್ಞಾನವು ಅಮಿತವಾದದ್ದರಿಂದ ಭಗವಂತನಿಗೆ ತನ್ನ ಕೆಲವು ಶಕ್ತಿಗಳ ಅರಿವು ಬರುತ್ತಲೇ ತನಗೆ ಇನ್ನೂ ಶಕ್ತಿಗಳಿವೆ ಎಂದು ಗುರುತಿಸುತ್ತಾನೆ. ಹೀಗೆ ಅವನ ಶಕ್ತಿಯು ಅವನ ಜ್ಞಾನವೂ ಬೆಳೆಯುತ್ತವೆ. ಎರಡಕ್ಕೂ ಮಿತಿಯಿಲ್ಲವಾದದ್ದರಿಂದ ಶಕ್ತಿಗಳಿಗೂ ಕೊನೆಯಿಲ್ಲ ಮತ್ತು ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳುವ ಜನಕ್ಕೂ ಕೊನೆಯಿಲ್ಲ. ನಿಸ್ಸಂದೇಹವಾಗಿ ಭಗವಂತನು ಸರ್ವಜ್ಞನು. ಆದರೆ ವೇದಗಳ ಸಾಕಾರ ರೂಪಗಳು ತನ್ನ ಶಕ್ತಿಗಳ ಸಂಪೂರ್ಣ ವ್ಯಾಪ್ತಿಯು ಭಗವಂತನಿಗೆ ತಿಳಿಯದು ಎಂದು ಹೇಳುತ್ತವೆ. ಹೀಗೆಂದರೆ ಭಗವಂತನು ಸರ್ವಜ್ಞನಲ್ಲ ಎಂದರ್ಥವಲ್ಲ. ಒಬ್ಬ ವ್ಯಕ್ತಿಗೆ ಒಂದು ವಾಸ್ತವಾಂಶ ತಿಳಿಯದಿದ್ದಾಗ ಅದನ್ನು ಅಜ್ಞಾನ ಎಂದು ಕರೆಯುತ್ತೇವೆ. ಆದರೆ ಇದು ದೇವರಿಗೆ ಅನ್ವಯಿಸುವುದಿಲ್ಲ. ಏಕೆಂದರೆ ಅವನಿಗೆ ಸಂಪೂರ್ಣ ಆತ್ಮಜ್ಞಾನವಿದೆ. ಆದರೆ ಅವನ ಶಕ್ತಿಗಳೂ ಕಾರ್ಯಗಳೂ ಬೆಳೆಯುತ್ತಲೇ ಇರುತ್ತವೆ. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಅವನು ತನ್ನ ಜ್ಞಾನವನ್ನು ವಿಸ್ತರಿಸುತ್ತಾನೆ. ಎರಡೂ ಮಿತಿಯಿಲ್ಲದೆ ಬೆಳೆಯುತ್ತವೆ, ಇದಕ್ಕೆ ಕೊನೆಯೇ ಇಲ್ಲ. ತನ್ನ ಶಕ್ತಿಗಳ ಮತ್ತು ಗುಣಗಳ ವ್ಯಾಪ್ತಿಯು ಭಗವಂತನಿಗೆ ತಿಳಿಯದು ಎಂದು ಈ ಅರ್ಥದಲ್ಲಿ ಹೇಳಬಹುದು. ಯಾವುದೇ ವಿವೇಚನೆಯುಳ್ಳ ಮತ್ತು ಸಮಚಿತ್ತದ ಜೀವಿಯು ಭಗವಂತನು ತನ್ನ ಶಕ್ತಿಗಳ ಮತ್ತು ಕಾರ್ಯಗಳ ವಿಸ್ತರಣೆಯಲ್ಲಿ ಹೇಗೆ ಮಿತಿ ಇಲ್ಲದವನು ಎನ್ನುವುದನ್ನು ಸ್ಥೂಲವಾಗಿ ಲೆಕ್ಕ ಹಾಕಬಹುದು. ಮಹಾವಿಷ್ಣುವು ತನ್ನ ಯೋಗ ನಿದ್ರೆಯಲ್ಲಿ ಉಸಿರನ್ನು ಹೊರಕ್ಕೆ ಬಿಟ್ಟಾಗ ಅಸಂಖ್ಯಾತ ವಿಶ್ವಗಳು ಹೊರಕ್ಕೆ ಬರುತ್ತವೆ ಮತ್ತು ಉಸಿರನ್ನು ಎಳೆದುಕೊಂಡಾಗ ಅಸಂಖ್ಯಾತ ವಿಶ್ವಗಳು ಅವನ ದೇಹವನ್ನು ಪ್ರವೇಶಿಸುತ್ತವೆ ಎಂದು ವೈದಿಕ ಸಾಹಿತ್ಯವು ಹೇಳುತ್ತದೆ. ನಮ್ಮ ಮಿತವಾದ ತಿಳಿವಳಿಕೆಯಂತೆ ಮಿತಿಯಿಲ್ಲದಂತೆ ವಿಸ್ತಾರಗೊಳ್ಳುವ ಈ ವಿಶ್ವಗಳು ಬೃಹದಾಕಾರದವು. ಅವುಗಳು ಎಷ್ಟು ಬೃಹತ್ತಾಗಿವೆ ಎಂದರೆ ಭೂಮಿ, ಅಪ್ಪು, ತೇಜಸ್ಸು, ವಾಯು ಮತ್ತು ಆಕಾಶ, ಬ್ರಹ್ಮಾಂಡದ ಈ ಪಂಚಭೂತಗಳು ಇರುವುದು ವಿಶ್ವದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವವನ್ನು ಏಳು ಪದರಗಳಲ್ಲಿ ಆಚ್ಛಾದಿಸಿವೆ. ಪ್ರತಿಯೊಂದು ಪದರವೂ ತನ್ನ ಹಿಂದಿನ ಪದರಕ್ಕಿಂತ 10 ದೊಡ್ಡದು. ಇದನ್ನು ನಾವು ಅರಿತುಕೊಳ್ಳಬೇಕು. ಪ್ರತಿಯೊಂದು ವಿಶ್ವವನ್ನೂ ಭದ್ರವಾಗಿ ಜೋಪಾನ ಮಾಡಿದೆ. ವಿಶ್ವಗಳು ಅಸಂಖ್ಯಾತ. ಈ ಎಲ್ಲ ವಿಶ್ವಗಳು ಮಹಾವಿಷ್ಣುವಿನ ದಿವ್ಯ ದೇಹದ ಅಸಂಖ್ಯಾತ ರಂಧ್ರಗಳಲ್ಲಿ ತೇಲಾಡುತ್ತಿವೆ. ಗಾಳಿಯಲ್ಲಿ ಪಕ್ಷಿಗಳೊಡನೆ ಪರಮಾಣುಗಳೂ ಧೂಳಿನ ಕಣಗಳೂ ತೇಲಾಡುತ್ತಿವೆ. ಅವುಗಳನ್ನು ಎಣಿಸಲು ಸಾಧ್ಯವಿಲ್ಲ. ಹೀಗೆಯೇ ಪ್ರಭುವಿನ ದಿವ್ಯ ದೇಹದಲ್ಲಿ ಎಣಿಕೆಯನ್ನು ಮೀರಿದಷ್ಟು ವಿಶ್ವಗಳು ತೇಲಾಡುತ್ತಿವೆ ಎಂದು ಹೇಳುತ್ತಾರೆ. ಈ ಕಾರಣದಿಂದಲೇ ವೇದಗಳು ಭಗವಂತನು ನಮ್ಮ ಜ್ಞಾನವನ್ನು ಮೀರಿದವನು ಎಂದು ಹೇಳುತ್ತವೆ. ಅಭಾನ್ನಸಾಗೋಚರ ಬುದ್ಧಿಯ ಊಹಾಪೋಹಗಳು ಭಗವಂತನ ಉದ್ದಗಲಗಳನ್ನು ಅಳೆಯಲಾರವು. ಆದುದರಿಂದ ವಿದ್ವಾಂಸನೂ ವಿವೇಚನಾವಂತನೂ ಆದವನು ತಾನೇ ದೇವರು ಎಂದು ಹೇಳಿಕೊಳ್ಳುವುದಿಲ್ಲ. ಆದರೆ ಚೇತನ ಮತ್ತು ಜಡವಸ್ತುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಇಂತಹ ಎಚ್ಚರಿಕೆಯ ತಾರತಮ್ಯ ಜ್ಞಾನದಿಂದಲೇ ಮನುಷ್ಯನು ಭಗವಂತನಿಗೆ ಮೇಲ್ಮಟ್ಟದ ಶಕ್ತಿ ಮತ್ತು ಕೆಳಮಟ್ಟದ ಶಕ್ತಿ ಎರಡರೊಡನೆಯೂ ನೇರ ಸಂಪರ್ಕವಿದ್ದರೂ ಅವನು ಎರಡನ್ನೂ ಮೀರಿದವನು ಎಂದು ಅರ್ಥ ಮಾಡಿಕೊಳ್ಳಬಹುದು. ಎಲ್ಲವೂ ತನ್ನ ಶಕ್ತಿಯನ್ನು ಅವಲಂಬಿಸಿದ್ದರೂ ತಾನು ಈ ಶಕ್ತಿಯಿಂದ ಬೇರೆ ಎಂದು ಕೃಷ್ಣನು ಭಗವದ್ಗೀತೆಯಲ್ಲಿ ವಿವರಿಸಿದ್ದಾನೆ. ಪ್ರಕೃತಿ ಮತ್ತು ಜೀವಿಗಳನ್ನು ಕೆಲವೊಮ್ಮೆ ಪ್ರಕೃತಿ ಮತ್ತು ಪುರುಷ ಎಂದು ಕರೆಯುವುದುಂಟು. ಇಡೀ ಬ್ರಹ್ಮಾಂಡವು ಪ್ರಕೃತಿ ಮತ್ತು ಪುರುಷರ ಸಂಯೋಗ ಮಾತ್ರ. ಪ್ರಕೃತಿಯು ಘಟಕಾಂಶ ಕಾರಣ ಮತ್ತು ಜೀವನು ಪರಿಣಾಮ ಕಾರಣ. ಇವೆರಡು ಕಾರಣಗಳು ಒಂದುಗೂಡಿದಾಗ ಅದರ ಫಲಿತಾಂಶ ಬ್ರಹ್ಮಾಂಡ. ಬ್ರಹ್ಮಾಂಡವನ್ನು ಅದರಲ್ಲಿ ನಡೆಯುತ್ತಿರುವುದೆಲ್ಲವನ್ನೂ ಕುರಿತು ಸರಿಯಾದ ನಿರ್ಣಯವನ್ನು ತಲುಪುವ ಅದೃಷ್ಟವಂತನಾದ ಮನುಷ್ಯನಿಗೆ ಅದು ನೇರವಾಗಿ ಮತ್ತು ಪರೋಕ್ಷವಾಗಿ ದೇವೋತ್ತಮ ಪರಮ ಪುರುಷನಿಂದಲೇ ಆದದ್ದು ಎಂದು ತಿಳಿಯುತ್ತದೆ. ಬ್ರಹ್ಮ ಸಂಹಿತೆಯು ಹೀಗೆ ಹೇಳುತ್ತದೆ: ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಆಳವಾದ ಯೋಚನೆ ಮತ್ತು ಪರಿಶೀಲನೆಯಿಂದ ಮನುಷ್ಯನು ಪರಿಪೂರ್ಣ ಜ್ಞಾನವನ್ನು ಪಡೆದಾಗ ಕೃಷ್ಣನು ಎಲ್ಲ ಕಾರಣಗಳ ಕಾರಣನು ಎನ್ನುವ ನಿರ್ಣಯವನ್ನು ತಲುಪುತ್ತಾನೆ. ದೇವರು ಇಷ್ಟು ಉದ್ದ ಅಥವಾ ಅಷ್ಟು ಅಗಲ ಎಂದು ಅವನ ಗಾತ್ರವನ್ನು ಕುರಿತು ಊಹಾಪೋಹವನ್ನು ಮಾಡುವುದು ಅಥವಾ ಜಿಜ್ಞಾಸೆಯನ್ನು ಮಾಡುವುದರ ಬದಲು ಬ್ರಹ್ಮ ಸಂಹಿತೆಯು ಹೇಳುವ ನಿರ್ಣಯಕ್ಕೆ ಬರಬೇಕು. ಸರ್ವಕಾರಣ ಕಾರಣಂ, ಕೃಷ್ಣನು ಅಥವಾ ದೇವರು ಎಲ್ಲ ಕಾರಣಗಳ ಮೂಲ ಕಾರಣನು. ಇದು ಪರಿಪೂರ್ಣ ಜ್ಞಾನ. ಹೀಗೆ ಗರ್ಭೋದಕಶಾಹಿ ವಿಷ್ಣುವಿಗೆ ವೇದಗಳ ಸಾಕಾರ ರೂಪಗಳು ಮಾಡಿದ ಸ್ತುತಿಯನ್ನು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಮೊಟ್ಟ ಮೊದಲ ಸಹೋದರರು ಎಂದರೆ ಬ್ರಹ್ಮನ ಮೊದಲ ಮಕ್ಕಳಾದ ತನ್ನ ತಮ್ಮಂದಿರು ಕುಮಾರರಿಗೆ ಸನಂದನನು ಹೇಳಿದನು. ನಾಲ್ವರು ಕುಮಾರರು ಬ್ರಹ್ಮನ ಪ್ರಥಮ ಪುತ್ರರು. ಆದುದರಿಂದ ಅವರಿಗೆ ಪೂರ್ವಜಾತರೆಂದು ಹೆಸರು. ಪರಂಪರೆಯು ಎಂದರೆ ಗುರು ಶಿಷ್ಯ ಪರಂಪರೆಯು ಕೃಷ್ಣನಿಂದಲೇ ಪ್ರಾರಂಭವಾಗುತ್ತದೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಹಾಗೆಯೇ ಇಲ್ಲಿ ವೇದಗಳ ಸಾಕಾರ ರೂಪಗಳ ಸ್ತುತಿಯಲ್ಲಿ ಪರಂಪರೆಯು ದೇವೋತ್ತಮ ಪುರುಷ ನಾರಾಯಣ ಋಷಿಯಿಂದ ಪ್ರಾರಂಭವಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕುಮಾರ ಸನಂದನನು ಈ ವೇದ ಸ್ತುತಿಯನ್ನು ತಿಳಿಸಿಕೊಡುತ್ತಿದ್ದಾನೆ ಮತ್ತು ಇದನ್ನು ಬೋಧಿ ಆಶ್ರಮದಲ್ಲಿ ನಾರಾಯಣ ಋಷಿಯು ಮತ್ತೆ ಹೇಳುತ್ತಿದ್ದಾನೆ ಎನ್ನುವುದನ್ನು ನಾವು ನೆನಪಿಡಬೇಕು. ಕಠಿಣ ತಪಸ್ಸಿನ ಮೂಲಕ ಆತ್ಮ ಸಾಕ್ಷಾತ್ಕಾರದ ದಾರಿಯನ್ನು ತೋರಲು ಕೃಷ್ಣನು ತಳೆದ ಅವತಾರ ನಾರಾಯಣ ಋಷಿ. ಈ ಯುಗದಲ್ಲಿ ತಾವು ನಿರ್ಮಲ ಮನಸ್ಸಿನ ಭಕ್ತನ ಪಾತ್ರವನ್ನು ವಹಿಸಿ ಚೈತನ್ಯ ಮಹಾಪ್ರಭುಗಳು ಪರಿಶುದ್ಧ ಭಕ್ತಿಯ ಸೇವೆಯ ಮಾರ್ಗವನ್ನು ತೋರಿಸಿದ್ದಾರೆ. ಹಾಗೆಯೇ ಹಿಂದೆ ನಾರಾಯಣ ಋಷಿಗಳು ಕೃಷ್ಣನ ಅವತಾರವಾಗಿದ್ದರು. ಅವರು ಹಿಮಾಲಯ ಪರ್ವತದಲ್ಲಿ ಕಠಿಣವಾದ ತಪಸ್ಸನ್ನು ಆಚರಿಸಿದರು. ಶ್ರೀನಾರದ ಮುನಿಗಳು ಅವರ ಮಾತುಗಳನ್ನು ಆಲಿಸುತ್ತಿದ್ದರು. ಆದುದರಿಂದ ಕುಮಾರಸನಂದನನು ವೇದಸ್ತುತಿಯ ರೂಪದಲ್ಲಿ ಹೇಳುವುದನ್ನು ನಾರಾಯಣ ಋಷಿಗಳು ನಾರದ ಮುನಿಗಳಿಗೆ ಹೇಳಿದುದರಿಂದ ಭಗವಂತನೇ ಪರಮಪ್ರಭು, ಉಳಿದವರೆಲ್ಲ ಅವನ ಸೇವಕರು ಎಂದು ಅರ್ಥ ಮಾಡಿಕೊಳ್ಳಬೇಕು. ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಿದೆ: ಏಕಲಾ ಈಶ್ವರ ಕೃಷ್ಣ, ಕೃಷ್ಣನೊಬ್ಬನೇ ಪರಮದೇವರು, ಆರಸಭ ಭೃತ್ಯ, ಉಳಿದವರೆಲ್ಲ ಅವನ ಸೇವಕರು. ಯಾರೇ ಯೈಚೆ ನಾಚಾಯ ಸೇತೇಚ ಕರೆ ಭೃತ್ಯ. ಪರಮಪ್ರಭುವು ತನ್ನ ಇಷ್ಟಾನುಸಾರ ಎಲ್ಲ ಜೀವಿಗಳನ್ನೂ ವಿವಿಧ ಕಾರ್ಯಗಳಲ್ಲಿ ತೊಡಗಿಸುತ್ತಿದ್ದಾನೆ. ಹೀಗೆ ಅವರು ತಮ್ಮ ವಿವಿಧ ಸಾಮರ್ಥ್ಯಗಳನ್ನೂ ಪ್ರವೃತ್ತಿಗಳನ್ನೂ ತೋರಿಸುತ್ತಿದ್ದಾರೆ. ಹೀಗೆ ವೇದಸ್ತುತಿಯು ಜೀವಿಗಳಿಗೂ ಅವರ ವಿಧ ವಿಧವಾದ ಸಾಮರ್ಥ್ಯಗಳಿಗೂ ಪ್ರವೃತ್ತಿಗಳಿಗೂ ಇರುವ ಸಂಬಂಧವನ್ನು ತೋರಿಸುತ್ತದೆ. ವೇದಸ್ತುತಿಯು ಜೀವಿಗಳಿಗೂ ದೇವೋತ್ತಮ ಪರಮಪುರುಷನಿಗೂ ಇರುವ ಸಂಬಂಧದ ಮೂಲ ಉಪದೇಶ. ಜೀವಿಯು ಸಾಧಿಸಬಹುದಾದ ಅತ್ಯುನ್ನತ ಸಾಕ್ಷಾತ್ಕಾರದ ವೇದಿಕೆ ಎಂದರೆ ಈ ಭಕ್ತಿಯ ಜೀವನ. ಭೌತಿಕ ಕಶ್ಮಲದಿಂದ ಬಿಡುಗಡೆ ಹೊಂದದೆ ಮನುಷ್ಯನು ಭಕ್ತಿಪೂರ್ವಕ ಸೇವೆಯಲ್ಲಾಗಲಿ ಕೃಷ್ಣ ಪ್ರಜ್ಞೆಯಲ್ಲಾಗಲಿ ನಿರತನಾಗಲು ಸಾಧ್ಯವಿಲ್ಲ. ಎಲ್ಲ ವೇದಗಳ ಮತ್ತು ವೈದಿಕ ಸಾಹಿತ್ಯದ ನಾಲ್ಕು ವೇದಗಳು, ಉಪನಿಷತ್ತುಗಳು ಮತ್ತು ಪುರಾಣಗಳು ತಿರುಳು ಪ್ರಭುವಿಗೆ ಪ್ರೇಮಪೂರ್ವಕ ದಿವ್ಯ ಸೇವೆಯನ್ನು ಸಲ್ಲಿಸಬೇಕು ಎಂದು ಉಪದೇಶಿಸುತ್ತದೆ. ಈ ಸಂದರ್ಭದಲ್ಲಿ ನಾರಾಯಣ ಋಷಿಗಳು ಇನ್ನೊಂದು ಶಬ್ದವನ್ನು ಬಳಸಿದ್ದಾರೆ: ರಸ. ಭಕ್ತಿಪೂರ್ವಕ ಸೇವೆಯಲ್ಲಿ ರಸವು ಪ್ರಭು ಮತ್ತು ಜೀವಿಯು ಸಂಬಂಧವನ್ನು ಸಾಧಿಸುವುದಕ್ಕೆ ಮಧ್ಯಮಾರ್ಗ ಅಥವಾ ಮೂಲತತ್ವ. ರಸವನ್ನು ವೇದಗಳು ಈಶಾವಾಸ್ಯ ಎಂದೂ ವರ್ಣಿಸುತ್ತವೆ. ಹೀಗೆಂದರೆ ಪರಮಪ್ರಭುವು ಎಲ್ಲ ಸಂತೋಷದ ಆಗರ. ಎಲ್ಲ ವೈದಿಕ ಸಾಹಿತ್ಯ, ಪುರಾಣಗಳು, ವೇದಗಳು, ಉಪನಿಷತ್ತುಗಳು, ವೇದಾಂತ ಸೂತ್ರಗಳು ಮೊದಲಾದವೆಲ್ಲ ಜೀವಿಗೆ ರಸಸ್ಥಿತಿಯನ್ನು ಸಾಧಿಸುವುದು ಹೇಗೆ ಎಂದು ಹೇಳಿಕೊಡುತ್ತವೆ. ಭಾಗವತವೂ ಸಹ ಮಹಾಪುರಾಣದಲ್ಲಿನ ಶ್ರೀಮದ್ ಭಾಗವತ ಹೇಳಿಕೆಗಳಲ್ಲಿ ಎಲ್ಲ ವೈದಿಕ ಸಾಹಿತ್ಯದಲ್ಲಿರುವ ರಸಗಳ ತಿರುಳಿದೆ ಎಂದು ಬೋಧಿಸುತ್ತದೆ. ವೈದಿಕ ಸಾಹಿತ್ಯ ವೃಕ್ಷದಲ್ಲಿ ಪರಿಪಕ್ವ ಫಲದ ತಿರುಳು ಭಾಗವತ. ದೇವೋತ್ತಮ ಪರಮಪುರುಷನ ಉಸಿರಾಟದಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದಗಳು ಮತ್ತು ಪ್ರಪಂಚದ ಚರಿತ್ರೆ ಎಂದು ಪರಿಗಣಿಸಿರುವ ಮಹಾಭಾರತದಂತಹ ಇತಿಹಾಸವೂ ಪುರಾಣಗಳೂ ಹೊರಕ್ಕೆ ಬಂದವು ಎಂದು ನಮಗೆ ತಿಳಿದು ಬರುತ್ತದೆ. ಪುರಾಣಗಳು ಮತ್ತು ಮಹಾಭಾರತದಂತಹ ವೈದಿಕ ಚರಿತ್ರೆಗೆ ಐದನೆಯ ವೇದ ಎಂದು ಹೆಸರು. ವೇದಸ್ತುತಿಯ ಶ್ಲೋಕಗಳನ್ನು ಸಮಸ್ತ ವೈದಿಕ ಜ್ಞಾನದ ತಿರುಳು ಎಂದು ಭಾವಿಸಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸುವುದು ಎಲ್ಲ ವೈದಿಕ ಸಾಹಿತ್ಯದ ತಿರುಳು ಎಂದು ನಾಲ್ವರು ಕುಮಾರರಿಗೂ ಅಧಿಕಾರ ಪಡೆದ ಇತರ ಮುನಿಗಳಿಗೂ ಚೆನ್ನಾಗಿ ತಿಳಿದಿದೆ. ಆಕಾಶದಲ್ಲಿ ಪ್ರಯಾಣ ಮಾಡುತ್ತಾ ಅವರು ಇದನ್ನು ಬೇರೆ ಬೇರೆ ಲೋಕಗಳಲ್ಲಿ ಉಪದೇಶಿಸುತ್ತಾರೆ. ನಾರದ ಮುನಿಗಳಂತಹ ಋಷಿಗಳು ಭೂಮಿಯ ಮೇಲೆ ಪ್ರಯಾಣ ಮಾಡುವುದು ಬಹು ವಿರಳ. ಅವರು ಸದಾ ಆಕಾಶದಲ್ಲಿ ಸಂಚರಿಸುತ್ತಾರೆ ಎಂದು ಇಲ್ಲಿ ಹೇಳಿದೆ. ಬದ್ಧಾತ್ಮಗಳಿಗೆ ಶಿಕ್ಷಣವನ್ನು ನೀಡಿ ಜಗತ್ತಿನಲ್ಲಿ ಅವರ ಗುರಿ ಇಂದ್ರಿಯ ತೃಪ್ತಿಯಲ್ಲ, ಆದರೆ ದೇವೋತ್ತಮ ಪರಮಪುರುಷನ ಭಕ್ತಿಪೂರ್ವಕ ಸೇವೆಯಲ್ಲಿನ ತಮ್ಮ ಮೂಲ ಸ್ಥಾನಕ್ಕೆ ಹಿಂದಿರುಗುವುದು ಎಂಬುದನ್ನು ತೋರಿಸಿಕೊಡಲು ನಾರದರು ಮತ್ತು ಕುಮಾರರಂತಹ ಮುನಿಗಳು ಇಡೀ ವಿಶ್ವದಲ್ಲಿ ಸಂಚಾರ ಮಾಡುತ್ತಾರೆ. ಜೀವಿಗಳು ಅಗ್ನಿಯ ಕಿಡಿಗಳಿದ್ದಂತೆ ಮತ್ತು ದೇವೋತ್ತಮ ಪರಮಪುರುಷನು ಸ್ವತಃ ಅಗ್ನಿಯಂತೆ ಎಂದು ಅನೇಕ ಕಡೆ ಹೇಳಿದೆ. ಹೇಗೋ ಕಿಡಿಗಳು ಬೆಂಕಿಯಿಂದಾಚೆ ಬಿದ್ದಾಗ ಅವು ತಮ್ಮ ಸಹಜವಾದ ಬೆಳಕನ್ನು ಕಳೆದುಕೊಳ್ಳುತ್ತವೆ. ಒಂದು ದೊಡ್ಡ ಜ್ವಾಲೆಯಿಂದ ಕಿಡಿಗಳು ಬೀಳುವಂತೆ ಜೀವಿಗಳು ಈ ಭೌತಿಕ ಪ್ರಪಂಚಕ್ಕೆ ಬರುತ್ತಾರೆ ಎಂದು ತಿಳಿದುಕೊಳ್ಳಬಹುದು. ಜೀವಿಯು ಕೃಷ್ಣನನ್ನು ಅನುಕರಿಸಲು ಪ್ರಯತ್ನಿಸುತ್ತಾನೆ, ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಮಾಡಲು ಪ್ರಯತ್ನಿಸುತ್ತಾನೆ. ಹೀಗೆ ಅವನು ತನ್ನ ಮೂಲ ಸ್ಥಾನವನ್ನು ಮರೆಯುತ್ತಾನೆ. ಬೆಳಕು ನೀಡುವ ಅವನ ಶಕ್ತಿಯಾದ ಆಧ್ಯಾತ್ಮಿಕ ಅಸ್ತಿತ್ವವು ಆರಿಹೋಗುತ್ತದೆ. ಆದರೆ ಜೀವಿಯು ಕೃಷ್ಣ ಪ್ರಜ್ಞೆಯನ್ನು ತಂದುಕೊಂಡರೆ ತನ್ನ ಮೂಲ ಸ್ಥಾನಕ್ಕೆ ಹಿಂದಿರುಗಬಲ್ಲದು. ಎಲ್ಲ ಬದ್ಧಾತ್ಮಗಳು ತಮ್ಮ ಮೂಲ ಪ್ರಜ್ಞೆಯನ್ನು ಅಥವಾ ಕೃಷ್ಣ ಪ್ರಜ್ಞೆಯನ್ನು ಮತ್ತೆ ಪಡೆದು ಭೌತಿಕ ಜೀವನದ ಯಾತನೆಯ ಸ್ಥಿತಿಯಿಂದ ನೆಮ್ಮದಿ ಪಡೆಯುವಂತಾಗಲು ನಾರದರು ಮತ್ತು ಕುಮಾರರಂತಹ ಋಷಿಮುನಿಗಳು ಜನರಿಗೆ ಶಿಕ್ಷಣವನ್ನು ನೀಡುತ್ತಾ ಭಕ್ತಿಪೂರ್ವಕ ಸೇವೆಯನ್ನು ಉಪದೇಶಿಸಲು ತಮ್ಮ ಶಿಷ್ಯರನ್ನು ಹುರಿದುಂಬಿಸುತ್ತಾ ವಿಶ್ವದಲ್ಲೆಲ್ಲ ಸಂಚರಿಸುತ್ತಾರೆ. ನಾರದ ಮುನಿಗೆ ನೈಷ್ಠಿಕ ಬ್ರಹ್ಮಚಾರಿ ಎಂದು ಹೆಸರು. ಬ್ರಹ್ಮಚಾರಿಗಳಲ್ಲಿ ನಾಲ್ಕು ವಿಧ. ಮೊದಲನೆಯ ಬಗೆಯ ಬ್ರಹ್ಮಚಾರಿಗೆ ಸಾವಿತ್ರ ಎಂದು ಹೆಸರು. ಹೀಗೆಂದರೆ ದೀಕ್ಷೆ ಮತ್ತು ಉಪನಯನದ ನಂತರ ಕಡೆಯ ಪಕ್ಷ 3 ದಿನಗಳ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾದವನು. ಅನಂತರದವನು ಪ್ರಜಾಪತ್ವ ಎಂದರೆ ಉಪದೇಶದ ನಂತರ 1 ವರ್ಷಕಾಲವಾದರೂ ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನು ಆಚರಿಸುವವನು. ಅನಂತರದ ವರ್ಗದ ಬ್ರಹ್ಮಚಾರಿಗೆ ಬ್ರಾಹ್ಮ ಬ್ರಹ್ಮಚಾರಿ ಎಂದು ಹೆಸರು. ಹೀಗೆಂದರೆ ಉಪದೇಶಿಸಿದ ಸಮಯದಿಂದ ವೈದಿಕ ಸಾಹಿತ್ಯದ ತನ್ನ ಅಧ್ಯಯನವು ಮುಗಿಯುವವರೆಗೆ ಬ್ರಹ್ಮಚರ್ಯವನ್ನು ಪಾಲಿಸುವವನು. ನೈಷ್ಠಿಕ ಬ್ರಹ್ಮಚಾರಿಯು ಇಡೀ ಜೀವನದಲ್ಲಿ ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತಾನೆ. ಮೊದಲ 3 ವರ್ಗಗಳನ್ನು ಉಪಕ್ರಮ ಎಂದು ಕರೆಯುತ್ತಾರೆ. ಹೀಗೆಂದರೆ ಬ್ರಹ್ಮಚರ್ಯದ ಅವಧಿಯು ಮುಗಿದ ನಂತರ ಬ್ರಹ್ಮಚಾರಿಯು ಮದುವೆ ಮಾಡಿಕೊಳ್ಳಬಹುದು. ನೈಷ್ಠಿಕ ಬ್ರಹ್ಮಚಾರಿಗೆ ಕಾಮ ಜೀವನವೇ ಬೇಕಿಲ್ಲ. ಆದುದರಿಂದ ಕುಮಾರರನ್ನು ನಾರದರನ್ನು ನೈಷ್ಠಿಕ ಬ್ರಹ್ಮಚಾರಿಗಳು ಎಂದು ಕರೆಯುತ್ತಾರೆ. ಬ್ರಹ್ಮಚರ್ಯ ಆಶ್ರಮವು ವಿಶೇಷವಾಗಿ ಅನುಕೂಲಕರವಾದದ್ದು. ಏಕೆಂದರೆ ಅದು ಸ್ಮರಣೆ ಮತ್ತು ಸಂಕಲ್ಪಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಾರದರು ನೈಷ್ಠಿಕ ಬ್ರಹ್ಮಚಾರಿಗಳಾದುದರಿಂದ ತಮ್ಮ ಗುರುಗಳಿಂದ ಕೇಳಿದುದೆಲ್ಲ ಅವರಿಗೆ ನೆನಪಿರುತ್ತಿತ್ತು, ಅದು ಮರೆಯುತ್ತಿರಲಿಲ್ಲ ಎಂದು ವಿಶೇಷವಾಗಿ ಹೇಳಿದೆ. ಎಲ್ಲವನ್ನೂ ಯಾವಾಗಲೂ ನೆನಪಿಟ್ಟುಕೊಳ್ಳಬಲ್ಲವನನ್ನು ಶ್ರುತಧರ ಎಂದು ಕರೆಯುತ್ತಾರೆ. ಶ್ರುತಧರ ಬ್ರಹ್ಮಚಾರಿಯು ತಾನು ಕೇಳಿದುದನ್ನೆಲ್ಲ ಟಿಪ್ಪಣಿ ಇಲ್ಲದೆ ಮತ್ತು ಪುಸ್ತಕವಿಲ್ಲದೆ ತಾನು ಕೇಳಿದಂತೆಯೇ ಹೇಳಬಲ್ಲ. ನಾರದ ಮಹರ್ಷಿಗಳಿಗೆ ಈ ಶಕ್ತಿಯು ಇದ್ದಿತು. ಆದುದರಿಂದ ನಾರಾಯಣ ಋಷಿಗಳಿಂದ ಉಪದೇಶ ಪಡೆದು ಭಕ್ತಿಪೂರ್ವಕ ಸೇವೆಯ ಸಿದ್ಧಾಂತವನ್ನು ಪ್ರಪಂಚದಲ್ಲೆಲ್ಲ ಬಿತ್ತುವ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ. ಇಂತಹ ಮಹಾನ್ ಋಷಿಗಳು ಎಲ್ಲವನ್ನೂ ನೆನಪಿಟ್ಟುಕೊಳ್ಳಬಲ್ಲವರಾದುದರಿಂದ ಅವರು ಬಹುಚಿಂತನಶೀಲರು. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು ಮತ್ತು ಸಂಪೂರ್ಣವಾಗಿ ಪ್ರಭುವಿನ ಸೇವೆಯಲ್ಲಿ ನಿಶ್ಚಲರಾಗಿರುವವರು. ಹೀಗೆ ನಾರದ ಮಹರ್ಷಿಗಳು ತಮ್ಮ ಗುರುಗಳಾದ ನಾರಾಯಣ ಋಷಿಗಳಿಂದ ಉಪದೇಶವನ್ನು ಪಡೆದು ಸಂಪೂರ್ಣ ಸಾಕ್ಷಾತ್ಕಾರವನ್ನು ಪಡೆದುಕೊಂಡರು. ಅವರು ಸತ್ಯದಲ್ಲಿ ನೆಲೆಯಾದರು ಮತ್ತು ಅವರಿಗೆ ಎಷ್ಟು ಸಂತೋಷವಾಯಿತೆಂದರೆ ನಾರಾಯಣ ಋಷಿಗಳಿಗೆ ಹೀಗೆ ಪ್ರಾರ್ಥನೆ ಮಾಡಿದರು. ನೈಷ್ಠಿಕ ಬ್ರಹ್ಮಚಾರಿಗೆ ವೀರವ್ರತ ಎಂದು ಹೆಸರು. ನಾರದ ಮುನಿಗಳು ನಾರಾಯಣ ಋಷಿಗಳನ್ನು ಕೃಷ್ಣಾವತಾರ ಎಂದು ಸಂಬೋಧಿಸಿದರು ಮತ್ತು ನಿರ್ದಿಷ್ಟವಾಗಿ ಅವರನ್ನು ಬದ್ಧ ಜೀವಿಗಳ ಪರಮಹಿತೈಷಿ ಎಂದೂ ಸಂಬೋಧಿಸಿದರು. ಕೃಷ್ಣನು ತನ್ನ ಭಕ್ತರನ್ನು ಉದ್ಧರಿಸಿ ಭಕ್ತರಲ್ಲದವರನ್ನು ನಾಶ ಮಾಡಲು ಪ್ರತಿಯೊಂದು ಯುಗದಲ್ಲಿಯೂ ಇಳಿದು ಬರುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಕೃಷ್ಣನ ಅವತಾರವಾದದ್ದರಿಂದ ನಾರಾಯಣ ಋಷಿಗಳನ್ನು ಬದ್ಧಾತ್ಮಗಳ ಹಿತೈಷಿ ಎಂದು ಸಂಬೋಧಿಸಿದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಕೃಷ್ಣನಂತಹ ಹಿತೈಷಿ ಬೇರೆ ಯಾರೂ ಇಲ್ಲ ಎಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಕೃಷ್ಣನು ಪ್ರತಿಯೊಬ್ಬರ ಹಿತೈಷಿ ಎನ್ನುವುದನ್ನು ತಿಳಿದುಕೊಂಡು ಪ್ರತಿಯೊಬ್ಬರೂ ಕೃಷ್ಣನಲ್ಲಿ ಆಶ್ರಯ ಪಡೆಯಬೇಕು. ಈ ರೀತಿಯಲ್ಲಿ ಮನುಷ್ಯನು ತನಗೆ ಎಲ್ಲ ರಕ್ಷಣೆಯನ್ನು ಕೊಡಬಲ್ಲವರು ಒಬ್ಬರಿದ್ದಾರೆ ಎಂದು ವಿಶ್ವಾಸದಿಂದ ಮತ್ತು ಸಮಾಧಾನದಿಂದ ಇರಬಹುದು. ಸ್ವತಃ ಕೃಷ್ಣನು, ಅವನ ಅವತಾರಗಳು ಮತ್ತು ಅವನ ಪೂರ್ಣ ವಿಸ್ತೃತ ರೂಪಗಳು ಎಲ್ಲರೂ ಬದ್ಧಾತ್ಮಗಳ ಪರಮಹಿತೈಷಿಗಳು. ಆದರೆ ಕೃಷ್ಣನು ರಾಕ್ಷಸರಿಗೆ ಸಹ ಹಿತೈಷಿ. ಏಕೆಂದರೆ ವೃಂದಾವನದಲ್ಲಿ ತನ್ನನ್ನು ಕೊಲ್ಲಲು ಬಂದ ರಾಕ್ಷಸರಿಗೆ ಅವನು ಮೋಕ್ಷವನ್ನು ಕೊಟ್ಟನು. ಆದುದರಿಂದ ಹಿತೈಷಿಯಾಗಿ ಕೃಷ್ಣನ ಕಾರ್ಯಗಳು ಸಂಪೂರ್ಣವಾದವು. ಏಕೆಂದರೆ ಅವನು ರಾಕ್ಷಸನನ್ನು ಕೊಂದು ಭಕ್ತನಿಗೆ ರಕ್ಷಣೆ ಕೊಟ್ಟರೂ ಅವನ ಕ್ರಿಯೆಗಳೆಲ್ಲ ಒಂದೇ. ರಾಕ್ಷಸಿ ಪೂತನಿಯನ್ನು ಕೃಷ್ಣನ ತಾಯಿಯ ಎತ್ತರಕ್ಕೆ ಏರಿಸಲಾಯಿತು ಎಂದು ಹೇಳಿದೆ. ಕೃಷ್ಣನು ರಾಕ್ಷಸನೊಬ್ಬನನ್ನು ಕೊಂದಾಗ ಇದರಿಂದ ರಾಕ್ಷಸನಿಗೆ ಪರಮ ಲಾಭವಾಗುತ್ತದೆ ಎಂದು ತಿಳಿಯಬೇಕು. ಪರಿಶುದ್ಧ ಭಕ್ತನನ್ನು ಪ್ರಭು ಯಾವಾಗಲೂ ಕಾಪಾಡುತ್ತಾನೆ. ತಮ್ಮ ಗುರುಗಳಿಗೆ ಗೌರವವನ್ನು ಸಲ್ಲಿಸಿ ನಾರದ ಮುನಿಗಳು ವ್ಯಾಸದೇವರ ಆಶ್ರಮಕ್ಕೆ ಹೋಗಿ ಇಡೀ ಕಥೆಯನ್ನು ತಮ್ಮ ಶಿಷ್ಯನಿಗೆ ಹೇಳಿದರು. ವೇದವ್ಯಾಸರು ತಮ್ಮ ಆಶ್ರಮದಲ್ಲಿ ಅವರನ್ನು ಸೂಕ್ತ ರೀತಿಯಲ್ಲಿ ಬರಮಾಡಿಕೊಂಡು ಪೀಠವನ್ನು ಕೊಟ್ಟ ನಂತರ ನಾರದ ಮುನಿಗಳು ತಾವು ನಾರಾಯಣ ಋಷಿಗಳಿಂದ ಕೇಳಿದುದನ್ನು ನಿರೂಪಿಸಲು ಪ್ರಾರಂಭಿಸಿದರು. ಇದೇ ರೀತಿಯಲ್ಲಿ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ಅವನಿಗೆ ವೈದಿಕ ಜ್ಞಾನದ ತಿರುಳನ್ನು, ವೇದಗಳ ಪರಮಗುರಿ ಯಾವುದು ಎನ್ನುವುದನ್ನು ತಿಳಿಸಿಕೊಟ್ಟರು. ಬದುಕಿನ ಪರಮ ಗುರಿ ದೇವೋತ್ತಮ ಪರಮಪುರುಷನ ದಿವ್ಯ ಆಶೀರ್ವಾದಗಳನ್ನು ಪಡೆಯುವುದು ಮತ್ತು ಈ ರೀತಿಯಲ್ಲಿ ಪ್ರಭುವಿನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತರಾಗುವುದು. ಮನುಷ್ಯನು ಶುಕಮುನಿಗಳ ಮತ್ತು ಗುರು ಶಿಷ್ಯ ಪರಂಪರೆಯ ಎಲ್ಲ ವೈಷ್ಣವರ ಹೆಜ್ಜೆಗಳಲ್ಲಿ ಹೆಜ್ಜೆಯಿಟ್ಟು ದೇವೋತ್ತಮ ಪರಮಪುರುಷ ಹರಿಗೆ ಕೃಷ್ಣನಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಬೇಕು. ಮಧ್ವ ಸಂಪ್ರದಾಯ, ರಾಮಾನುಜ ಸಂಪ್ರದಾಯ, ವಿಷ್ಣು ಸ್ವಾಮಿ ಸಂಪ್ರದಾಯ ಮತ್ತು ನಿಂಬಾರ್ಕ ಸಂಪ್ರದಾಯ, ಈ ನಾಲ್ಕು ವೈಷ್ಣವ ಗುರು ಶಿಷ್ಯ ಪರಂಪರೆಗಳು ವೇದಗಳ ನಿರ್ಣಯಗಳನ್ನು ಅನುಸರಿಸಿ ಮನುಷ್ಯನು ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು ಎನ್ನುವುದನ್ನು ಒಪ್ಪಿಕೊಳ್ಳುತ್ತವೆ. ವೈದಿಕ ಸಾಹಿತ್ಯವನ್ನು ಎರಡು ಭಾಗ ಮಾಡಿದೆ, ಶ್ರುತಿಗಳು ಮತ್ತು ಸ್ಮೃತಿಗಳು, ಋಗ್ಸಾಮ ಅಥರ್ವ ಮತ್ತು ಯಜುರ್ವೇದಗಳು ಮತ್ತು ಉಪನಿಷತ್ತುಗಳು ಶ್ರುತಿ, ಭಗವದ್ಗೀತೆಯನ್ನೊಳಗೊಂಡ ಮಹಾಭಾರತದಂತಹ ಪುರಾಣಗಳು ಸ್ಮೃತಿಗಳು. ಇವೆಲ್ಲವುಗಳ ನಿರ್ಣಯವೆಂದರೆ ಕೃಷ್ಣನು ದೇವೋತ್ತಮ ಪರಮಪುರುಷನೆಂದು ಅರಿಯಬೇಕು ಎನ್ನುವುದು. ಅವನು ದೇವೋತ್ತಮ ಪರಮಪುರುಷನು ಅಥವಾ ಪರಮಪುರುಷನು, ಅವನ ಮೇಲ್ವಿಚಾರಣೆಯಲ್ಲಿಯೇ ಸೃಷ್ಟಿ ಸ್ಥಿತಿ ಮತ್ತು ಲಯಗಳು ನಡೆಯುತ್ತವೆ. ಸೃಷ್ಟಿಯ ನಂತರ ಪರಮಪ್ರಭುವು ಮೂರು ಅವತಾರಗಳಾಗುತ್ತಾನೆ, ಬ್ರಹ್ಮ ವಿಷ್ಣು ಮತ್ತು ಶಿವ. ಈ ಮೂವರು ಭೌತಿಕ ಪ್ರಕೃತಿಯ ಮೂರು ಗುಣಗಳ ನಿರ್ವಹಣೆಯನ್ನು ವಹಿಸಿಕೊಳ್ಳುತ್ತಾರೆ. ಆದರೆ ಕಟ್ಟಕಡೆಯ ಅಪ್ಪಣೆಯು ವಿಷ್ಣುವಿನ ಕೈಯಲ್ಲಿದೆ. ಗುಣತ್ರಯಗಳಿಗೆ ಅನುಗುಣವಾಗಿ ಭೌತಿಕ ಪ್ರಕೃತಿಯ ಎಲ್ಲ ಆಗುಹೋಗುಗಳನ್ನು ದೇವೋತ್ತಮ ಪರಮಪುರುಷನಾದ ಕೃಷ್ಣನು ನಿರ್ದೇಶಿಸುತ್ತಾನೆ. ಭಗವದ್ಗೀತೆಯೂ ಇದೇ ಮಾತನ್ನು ಹೇಳುತ್ತದೆ. ನೈದರ್ಶನ ವೇದಗಳು ಸ ಐಕ್ಷತ ಎಂದು ಹೇಳುತ್ತವೆ. ನಾಸ್ತಿಕರಾದ ಸಾಂಖ್ಯ ಸಿದ್ಧಾಂತಿಗಳು ಪ್ರಕೃತಿ ಮತ್ತು ಪುರುಷರು ಬ್ರಹ್ಮಾಂಡಕ್ಕೆ ಕಾರಣ ಎಂದು ವಾದಿಸುತ್ತಾರೆ. ಪ್ರಕೃತಿ ಮತ್ತು ಭೌತಿಕ ಶಕ್ತಿಗಳು ಘಟಕಾಂಶಗಳು ಮತ್ತು ಪರಿಣಾಮ ಕಾರಣಗಳು ಎಂದು ವಾದಿಸುತ್ತಾರೆ. ಆದರೆ ಕೃಷ್ಣನು ಎಲ್ಲ ಕಾರಣಗಳ ಕಾರಣನು, ಅವನು ಎಲ್ಲ ಘಟಕಾಂಶ ಕಾರಣಗಳ ಮತ್ತು ಪರಿಣಾಮ ಕಾರಣಗಳ ಕಾರಣನು. ಪ್ರಕೃತಿ ಮತ್ತು ಪುರುಷರು ಪರಮ ಕಾರಣರಲ್ಲ. ಮೇಲ್ನೋಟಕ್ಕೆ ತಂದೆ ತಾಯಿಯರ ಸಂಬಂಧದಿಂದ ಮಗು ಹುಟ್ಟುತ್ತದೆ ಎಂದು ಕಾಣುತ್ತದೆ. ಆದರೆ ತಂದೆ ತಾಯಿಯರ ಮೂಲ ಕಾರಣ ಕೃಷ್ಣ ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸುವಂತೆ ಅವನೇ ಆದಿ ಕಾರಣನು ಅಥವಾ ಎಲ್ಲ ಕಾರಣಗಳ ಕಾರಣನು. ಭೌತಿಕ ಪ್ರಕೃತಿಯಲ್ಲಿ ಪರಮಪ್ರಭುವು ಜೀವಿಗಳು ಪ್ರವೇಶಿಸುತ್ತಾರೆ. ತನ್ನ ಪೂರ್ಣ ವಿಸ್ತೃತ ರೂಪಗಳಲ್ಲಿ ಒಂದರಿಂದ ಪರಮಪ್ರಭು ಕೃಷ್ಣನು ಕ್ಷೀರೋದಕ ಶಾಯಿ ವಿಷ್ಣುವು ಮತ್ತು ಕಾರಣ ಸಮುದ್ರದಲ್ಲಿ ಮಲಗಿರುವ ಮಹಾವಿಷ್ಣು ಆಗಿ ಕಾಣಿಸಿಕೊಳ್ಳುತ್ತಾನೆ. ಮಹಾವಿಷ್ಣುವಿನ ಬೃಹತ್ ರೂಪದಿಂದ ಗರ್ಭೋದಕ ಶಾಯಿ ವಿಷ್ಣುವು ಪ್ರತಿಯೊಂದು ವಿಶ್ವವನ್ನೂ ಪ್ರವೇಶಿಸುತ್ತಾನೆ. ಬ್ರಹ್ಮ ವಿಷ್ಣು ಮತ್ತು ಶಿವ ಅವನ ವಿಸ್ತೃತ ರೂಪಗಳು. ವಿಷ್ಣುವು ಎಲ್ಲ ಜೀವಿಗಳ ಹೃದಯಗಳನ್ನು ಮತ್ತು ಅಣುವೂ ಸೇರಿದಂತೆ ಎಲ್ಲ ಭೌತಿಕ ವಸ್ತುಗಳನ್ನೂ ಪ್ರವೇಶಿಸುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಅಂಡಾಂತರಸ್ಥ ಪರಮಾಣು ಛಾಯಾಂತರಸ್ಥಂ, ಅವನು ಈ ವಿಶ್ವದಲ್ಲಿಯೂ ಇದ್ದಾನೆ ಮತ್ತು ಪ್ರತಿಯೊಂದು ಅಣುವಿನಲ್ಲಿಯೂ ಇದ್ದಾನೆ ಎಂದು ಹೇಳಿದೆ. ಜೀವಿಗೆ ಹಲವು ಯೋನಿ ಮತ್ತು ರೂಪಗಳಿಂದ ತೆಗೆದುಕೊಂಡ ಒಂದು ಸಣ್ಣ ದೇಹವಿರುತ್ತದೆ. ಹಾಗೆಯೇ ಇಡೀ ವಿಶ್ವವು ದೇವೋತ್ತಮ ಪರಮಪುರುಷನ ಭೌತಿಕ ದೇಹವಷ್ಟೇ. ಶಾಸ್ತ್ರಗಳು ಈ ದೇಹವನ್ನು ವಿರಾಟ್ ಸ್ವರೂಪ ಎಂದು ಕರೆಯುತ್ತವೆ. ಬಿಡೀ ಜೀವಿಯು ತನ್ನ ದೇಹವನ್ನು ಪಾಲಿಸುವಂತೆ ದೇವೋತ್ತಮ ಪರಮಪುರುಷನು ಬ್ರಹ್ಮಾಂಡವನ್ನು, ಅದರಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಪಾಲಿಸುತ್ತಾನೆ. ಬಿಡೀ ಜೀವಿಯು ಭೌತಿಕ ದೇಹವನ್ನು ಬಿಡುತ್ತಲೇ ದೇಹವು ನಾಶವಾಗುತ್ತದೆ. ಹೀಗೆಯೇ ವಿಷ್ಣುವು ಬ್ರಹ್ಮಾಂಡವನ್ನು ಬಿಡುತ್ತಲೇ ಎಲ್ಲವೂ ನಾಶವಾಗಿ ಹೋಗುತ್ತದೆ. ಬಿಡೀ ಜೀವಿಯು ದೇವೋತ್ತಮ ಪರಮಪುರುಷನಿಗೆ ಶರಣಾಗತನಾದರೆ ಮಾತ್ರ ಭೌತಿಕ ಅಸ್ತಿತ್ವದಿಂದ ಅವನ ಬಿಡುಗಡೆಯು ಖಂಡಿತವಾಗುತ್ತದೆ. ಭಗವದ್ಗೀತೆಯು ಇದನ್ನೇ ಹೇಳುತ್ತದೆ. ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಮುಕ್ತಿಯ ಕಾರಣ, ಇನ್ನೇನೂ ಇಲ್ಲ. ದೇವೋತ್ತಮ ಪರಮಪುರುಷನಿಗೆ ಶರಣಾದ ಮೇಲೆ ಜೀವಿಯು ಭೌತಿಕ ಪ್ರಕೃತಿಯ ಗುಣಗಳಿಂದ ಹೇಗೆ ಮುಕ್ತನಾಗುತ್ತಾನೆ ಎನ್ನುವುದಕ್ಕೆ ಕೊಠಡಿಯಲ್ಲಿ ಮಲಗಿರುವ ಮನುಷ್ಯನೇ ನಿದರ್ಶನ. ಮನುಷ್ಯನು ಮಲಗಿದ್ದಾಗ ಕೊಠಡಿಯಲ್ಲಿರುವ ಪ್ರತಿಯೊಬ್ಬರೂ ಅವನು ಅಲ್ಲಿರುವುದನ್ನು ಕಾಣುತ್ತಾರೆ. ಆದರೆ ಆ ಮನುಷ್ಯನೇ ದೇಹದಲ್ಲಿರುವುದಿಲ್ಲ. ಏಕೆಂದರೆ ನಿದ್ರೆ ಮಾಡುವಾಗ ಮನುಷ್ಯನು ತನ್ನ ದೇಹದ ಅಸ್ತಿತ್ವವನ್ನು ಮರೆತು ಬಿಡುತ್ತಾನೆ. ಹಾಗೆಯೇ ಪ್ರಭುವಿನ ಪ್ರೇಮಪೂರ್ವಕ ಸೇವೆಯಲ್ಲಿ ತೊಡಗಿರುವ ಮುಕ್ತ ಜೀವಿಯು ಭೌತಿಕ ಜಗತ್ತಿನ ಗೃಹಕೃತ್ಯಗಳಲ್ಲಿ ತೊಡಗಿರುವಂತೆ ಇತರರಿಗೆ ಕಾಣಬಹುದು. ಆದರೆ ಅವನ ಪ್ರಜ್ಞೆಯು ಕೃಷ್ಣನಲ್ಲಿ ನೆಟ್ಟಿರುವುದರಿಂದ ಅವನು ಈ ಜಗತ್ತಿನಲ್ಲಿ ಇರುವುದಿಲ್ಲ. ಮಲಗಿರುವ ಮನುಷ್ಯನ ಚಟುವಟಿಕೆಗಳು ಅವನ ದೇಹದ ಚಟುವಟಿಕೆಗಳಿಂದ ಭಿನ್ನವಾಗಿರುವಂತೆ ಇಂತಹ ಭಕ್ತನ ಚಟುವಟಿಕೆಗಳು ಬೇರೆಯಾಗಿರುತ್ತವೆ. ಪ್ರಭುವಿನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ಸದಾ ನಿರತನಾಗಿರುವ ಭಕ್ತನು ಭೌತಿಕ ಪ್ರಕೃತಿಯ ಗುಣತ್ರಯಗಳನ್ನು ಆಗಲೇ ಮೀರಿದ್ದಾನೆ ಎಂದು ಭಗವದ್ಗೀತೆಯೂ ಹೇಳುತ್ತದೆ. ಅವನ ದೇಹದಲ್ಲಿ ಅಥವಾ ಭೌತಿಕ ಜಗತ್ತಿನಲ್ಲಿ ಇರುವಂತೆ ಕಂಡರೂ ಅವನು ಆಗಲೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಬ್ರಹ್ಮ ವೇದಿಕೆಯಲ್ಲಿರುತ್ತಾನೆ. ದೇವೋತ್ತಮ ಪರಮಪುರುಷನನ್ನು ಸೇವಿಸುವುದೊಂದೇ ಹಂಬಲವಾಗಿರುವ ಮನುಷ್ಯನು ಭೌತಿಕ ಜಗತ್ತಿನಲ್ಲಿ ಯಾವ ಸ್ಥಿತಿಯಲ್ಲಿಯಾದರೂ ಇರಬಹುದು. ಆದರೆ ಅವನನ್ನು ಜೀವನ್ಮುಕ್ತ ಎಂದು ಪರಿಗಣಿಸಬೇಕು. ಎಂದರೆ ದೇಹದಲ್ಲಿ ಅಥವಾ ಭೌತಿಕ ಜಗತ್ತಿನಲ್ಲಿ ಇರುವಾಗಲೇ ಅವನು ಮುಕ್ತನಾಗಿದ್ದಾನೆ ಎಂದು ಭಾವಿಸಬೇಕು ಎಂದು ಶ್ರೀರ ರೂಪ ಗೋಸ್ವಾಮಿಯವರು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಹೇಳಿದ್ದಾರೆ. ಇದರ ನಿರ್ಣಯವೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ನಿರತನಾಗಿರುವ ಮನುಷ್ಯನು ಮುಕ್ತನಾದವನು. ಇಂತಹ ಮನುಷ್ಯನಿಗೂ ಭೌತಿಕ ಜಗತ್ತಿಗೂ ಸಂಬಂಧವೂ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವರನ್ನು ಕರ್ಮಿಗಳು ಮತ್ತು ಜ್ಞಾನಿಗಳು ಎಂದು ಕರೆಯುತ್ತಾರೆ. ಅವರು ದೈಹಿಕ ಮತ್ತು ಮಾನಸಿಕ ವೇದಿಕೆಗಳಲ್ಲೇ ಸುಳಿದಾಡುತ್ತಾರೆ. ಆದುದರಿಂದ ಅವರು ಮುಕ್ತರಲ್ಲ. ಈ ಸ್ಥಿತಿಯನ್ನು ಕೈವಲ್ಯ ನಿರಸ್ತ ಯೋನಿ ಎಂದು ಕರೆಯುತ್ತಾರೆ. ಅಲೌಕಿಕ ವೇದಿಕೆಯಲ್ಲಿರುವ ಮನುಷ್ಯನು ಜನನ ಮರಣಗಳ ಪುನರಾವೃತ್ತಿಯಿಂದ ಬಿಡುಗಡೆಯಾಗಿದ್ದಾನೆ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿಯೂ ಇದನ್ನೇ ಹೇಳಿದೆ. ದೇವೋತ್ತಮ ಪರಮಪುರುಷನ ದಿವ್ಯ ಸ್ವಭಾವವನ್ನು ತಿಳಿದ ಮಾತ್ರದಿಂದಲೇ ಮನುಷ್ಯನು ಹುಟ್ಟು ಸಾವುಗಳ ಪುನರಾವೃತ್ತಿಯ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಈ ದೇಹವನ್ನು ಬಿಟ್ಟಾಗ ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ಇದೇ ಎಲ್ಲ ವೇದಗಳ ನಿರ್ಣಯ. ಆದುದರಿಂದ ವೇದಗಳ ಸಾಕಾರ ರೂಪಗಳು ಅರ್ಪಿಸಿದ ಪ್ರಾರ್ಥನೆಯನ್ನು ಅರ್ಥ ಮಾಡಿಕೊಂಡು ಮನುಷ್ಯನು ಕೃಷ್ಣನ ಚರಣ ಕಮಲಗಳಿಗೆ ಶರಣಾಗತನಾಗಬೇಕು. ವೇದಗಳ ಪ್ರಾರ್ಥನೆ ಎಂಬ 86ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.